ಶಮಮವಾಚ ಮಿಮಾಂ ಪ್ರಸೂತಾಂ ಸಂಜೀವಯುಕ್ತಾಂ ಶಕ್ತಿಹರಸ್ವಧಾಂನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ ಸರಸಿ ಚ ನಯನೋಸೌ ಶ್ರೀಪತಿರ್ಮಾನದೋನಃ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿದೇವತಾನಾಂ ಶ್ರೀಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ವಾಣಿತೇ ಕರವಾಣ್ಯಂಬ ಚರಣೌ ಹೃದಿ ಸರ್ವತಾ ಮಧ್ವಾಕ್ಯಸರಣಿರ್ಭೂಯಾತ್ ಶ್ರೀಮದಾಚಾರ್ಯಭಾವಕ ಹರಾಯ ಭಜಕಾನಿಷ್ಟಹರಾಯ ಪುರವೈರಿಣೆ ಭವಾಯ ಭವತೆ ಭೂಯಾತ್ ಶಿವಾಯ ಶಿರಸಾ ನಮಃ. ಉಮೇಶಾದ್ಯಾಸುರಾವೋಹಂ ವೀಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಕಂ. ಶ್ರೀಬಂಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಧುಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಮುದಾಹೃತಂ. ವಾದಿರಾಜಗುರೂನ್ ವಂದೇ ರಘೂತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ತೇ ಗುರೂನ್ ಮಮ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಕದಾ ಪುಣ್ಯಾರಣ್ಯೇ ಶುಭಧವಲಗಂಗಾ ಪರಿಸರೇ ಚರನ್ ಸೂರೇ ಸೇವಾಜನಿತ ಪರಮಾನಂದಭರಿತಃ ಅಯಿ ಸಂವಿತ್ ಸ್ವಾಮಿನ್ ಹಯವದನ ವಾದೀಶ ವರದ ಪ್ರಸೀದೇತಿ ಕ್ರೋಶನ್ ನಿಮಿಷಮಿವ ನೇಷ್ಯಾಮಿ ದಿವಸಾನ್. ಇವತ್ತಿನ ದಿವಸ ಪರಮ ಪೂಜ್ಯರಾದಂತಹ ಪ್ರಾತಸ್ಮರಣೀಯರಾದಂತಹ ಇಡೀ ನಮ್ಮ ವೈಷ್ಣವ ವೇದಾಂತದಲ್ಲಿ ದ್ವೈತ ವೇದಾಂತದಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಅಗ್ರಪಂಕ್ತಿಯ ಮಹಾನುಭಾವರಾದಂತಹ ಶ್ರೀ ವಾದಿರಾಜಸ್ವಾಮಿಗಳ ಆರಾಧನಾ ಮಹೋತ್ಸವದ ಶುಭ ಸಂದರ್ಭ. ಶ್ರೀ ವಾದಿರಾಜಸ್ವಾಮಿಗಳು ಯುಗಪುರುಷರು ಅಂತ ಹೇಳಿದಾರಲ್ಲ, ಆ ಸಾಲಿಗೆ ಸೇರತಕ್ಕಂಥ ಮಹಾನುಭಾವರು. ಯುಗಪುರುಷರು ಶಕಪುರುಷರು ಅಂತಕ್ಕಂತಹ ಉನ್ನತ ಒಂದು ಮಹತ್ವದ ಮಹಾನುಭಾವರು. ಅಂಥವರ ಸ್ಮರಣೆ ಅಂದರೆ ದೇವರಿಗೆ ಅತ್ಯಂತ ಪ್ರಿಯ ಅಂತ ಹೇಳುತ್ತಾರೆ. ಭಾಗವತ ಪುರಾಣದಲ್ಲಿ ಭಗವದ್ಭಕ್ತರ ಮಹಿಮೆಯನ್ನು ಶ್ರವಣ ಮಾಡೋದು ಅಂದರೆ ಭಗವಂತನಿಗೆ ಬಹಳ ಪ್ರಿಯವಾದ ವಿಚಾರ ಅಂತ ಹೇಳ್ತಾರೆ. ಆತ್ಮವಿಚ್ಚರಣಾರ್ಚನ ಉಪನಿಷತ್ತುಗಳಲ್ಲಿ ಆತ್ಮಜ್ಞಂ ಅರ್ಚಯೇ ಭೂತಿ ಕಾಮಃ, ನಮಗೆಲ್ಲ ವಿಧವಾದಂಥ ಕಲ್ಯಾಣವನ್ನು ಹೊಂದಬೇಕು ಅಂತ ಅಪೇಕ್ಷೆ ಇದ್ದರೆ ದೇವರು ನಮಗೆ ಸಿಗೋದು ಕಷ್ಟ. ಆತ್ಮಜ್ಞಂ ದೇವರನ್ನು ತಿಳಿದಿರ್ತಾರಲ್ಲ ಅಂಥವ್ರನ್ನ ಆರಾಧನೆ ಮಾಡಬೇಕು ಅಂತ ಹೇಳಿದ್ದಾರೆ. ದೇವರು ಸರ್ವತ್ರ ವ್ಯಾಪ್ತ ಮತ್ತು ಅಪ್ರಾಕೃತ, ಆದರೆ ಜ್ಞಾನಿಗಳು ದೇವರನ್ನು ಕಂಡವರಾದ್ದರಿಂದ ದೇವರನ್ನು ಕಂಡಂಥ ಜ್ಞಾನಿಗಳ ಮೂಲಕ ಭಗವಂತನ ಮಹತ್ವವನ್ನು ಕೇಳಿ ದೇವರನ್ನು ಕಾಣತಕ್ಕಂಥ ಅರ್ಹತೆ ಪಡೆಯಲಿಕ್ಕೆ ಸಾಧ್ಯ ಇರೋದರಿಂದ ಜ್ಞಾನಿಗಳ ಮಹಿಮೆ ಅತ್ಯಂತ ಅಗತ್ಯ ಎಂಬುದನ್ನು ಹೇಳಿದ್ದಾರೆ. ಅನೇಕರಿಗೆ ಜ್ಞಾನಿಗಳ ಗ್ರಂಥಗಳ ಬಗ್ಗೆ ಪರಿಚಯ ಇರ್ತದೆ, ಅವ್ರ ಬಗ್ಗೆ ಪರಿಚಯ ಇರೋದಿಲ್ಲ. ಅದೊಂದು ದುರಂತ. ಅವರೇನು ತಿಳ್ಕೊಂಡಿರ್ತಾರೆ, ಅವೆಲ್ಲ ಹಿಸ್ಟ್ರಿ ಅಷ್ಟೇ, ಇದು ಮಾತ್ರ ಶಾಸ್ತ್ರ ಅಂತ ತಿಳ್ಕೊಂಡಿರ್ತಾರೆ, ಅದು ತಪ್ಪದು. ಮನುಸ್ಮೃತಿಯಲ್ಲಿ ಹೇಳ್ತಾರೆ ಧರ್ಮದ ಮೂಲ ಆಧಾರಗಳು ಯಾವುದು ಅಂದರೆ ವೇದೋಖಿಲೋ ಧರ್ಮ ಮೂಲಂ ಸ್ಮೃತಿಶೀಲೇಚ ತದ್ವಿಧಂ. ವೇದಾದಿ ಸಮಸ್ತ ಶಾಸ್ತ್ರಗಳು ಕೂಡ ಧರ್ಮದ ಮೂಲ ಆಧಾರಗಳು, ಜೊತೆಗೆ ತದ್ವಿಧಾಂ ಸ್ಮೃತಿಶೀಲೇಚ, ಅದನ್ನು ಯಾರು ತಿಳಿದಿರ್ತಾರಲ್ಲ ಅವರ ನಡೆನುಡಿಗಳು ಕೂಡ ಧರ್ಮದ ಪ್ರಮಾಣಗಳು ಅಂತ ಕರೀತಾರೆ. ಅವರ ನಡೆನುಡಿಗಳು ಅಂದರೆ ದೊಡ್ಡವರ ಚರಿತ್ರೆ ಬರೀ ಅವರ ಕಥೆಯಲ್ಲ, ಅದರಿಂದ ಧರ್ಮ ನಿರ್ಣಯ ಮಾಡಲಿಕ್ಕೆ ಬರುತ್ತೆ ಅಂತ ಹೇಳಿದ್ದಾರೆ. ಒಂದು ದೃಷ್ಟಿಯಿಂದ ಹೇಳೋದಾದ್ರೆ ನಿರ್ಣಯ ಸಮೇತ ಸದೃಷ್ಟಾಂತೋ ಹಿ ಭಾರತೆ ಇದ್ದ ಹಾಗೆ ಜ್ಞಾನಿಗಳ ಚರಿತ್ರೆಯಲ್ಲಿ ತತ್ವ ಹೇಗಿರ್ತದೆ ಅಂದರೆ ದೃಷ್ಟಾಂತ ಸಮೇತ ಇರೋದ್ರಿಂದಾಗಿನೇ ಜ್ಞಾನಿಗಳ ಮಹತ್ವವನ್ನು ಸಹ ಶಾಸ್ತ್ರ ಗ್ರಂಥಗಳಂತೆ ಓದಬೇಕು ಅಂತ ಹೇಳಿದ್ದಾರೆ. ಅದು ಇವತ್ತಿನ ದಿವಸಲ್ಲಿ ಬಿಟ್ಟೋಗಿದೆ. ಅದರ ಪರಿಣಾಮದಿಂದನೇ ದಿನೇ 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 ಗ್ರಂಥಕಾರರ ಮಹತ್ವ ಗ್ರಂಥಗಳೇ ಸಿಗೋದಿಲ್ಲ. ಅಕಸ್ಮಾತ್ ಗ್ರಂಥಗಳು ಕೆಲವು ಸಿಕ್ಕರೆ ಗ್ರಂಥಕಾರರ ಮಹಿಮೆ ಏನೂ ಗೊತ್ತಿರೋದಿಲ್ಲ. ಅಷ್ಟರ ಮಟ್ಟಿಗೆ ಅನೇಕ ವಿದ್ವಾಂಸರಿಗೆ ಗ್ರಂಥಕಾರರ ಪರಿಚಯ ಸಾಮಾನ್ಯ ಮಟ್ಟದಲ್ಲೂ ಇರೋದಿಲ್ಲ. ಇದು ಬಹಳ ದುರಂತ. ಕಾರಣ ಅದೊಂದು ಭ್ರಮೆ, ಗ್ರಂಥಕಾರರ ಚರಿತ್ರೆ ಅಷ್ಟು ಉಪಯುಕ್ತ ಅಲ್ಲ ಅಂತಕ್ಕಂಥ ಭ್ರಾಂತಿ ಅದು, ನಿಜವಾಗಲೂ ತಪ್ಪು ಕಲ್ಪನೆ. ಅದು ಗ್ರಂಥಗಳ ಗ್ರಂಥಕಾರರ ಮಹಿಮೆಯೊಳಗೆ ಅವರ ಗ್ರಂಥ ಓದಬೇಕಾದರೂ ಕೂಡ ಅವರು ಮಹಿಮೆ ಗೊತ್ತಿದ್ದರೆ ಮಾತ್ರ ಗ್ರಂಥದ ಮಹತ್ವ ಗೊತ್ತಾಗೋದು. ಆಪ್ತಿ ನಿಶ್ಚಯ ಅಂತ ಕರೀತಾರೆ. ಯಾವುದೇ ಒಂದು ಗ್ರಂಥ ಅಧಿಕೃತವಾದ ಪ್ರಾಮಾಣಿಕ ಗ್ರಂಥ ಅನ್ನಿಸ್ಬೇಕಾದ್ರೆ ಆಪ್ತಿ ನಿಶ್ಚಯ ಅಂತ ಆಗಬೇಕು. ನಮಗೆ ಪರಮಾಪ್ತರು ಹೇಳಿದ ಗ್ರಂಥ ಅಂತ ಸಿದ್ಧ ಆಗಬೇಕು. ಪರಮಾಪ್ತರು ಅಂತ ಗೊತ್ತಾಗಬೇಕಾದ್ರೆ ಯಾರು ಒಂದು ಗೊತ್ತಾಗದೇನೆ ಹೋದರೆ ಪರಮಾಪ್ತರು ಅಂತ ಹೇಗೆ ನಿಶ್ಚಯ ಮಾಡ್ತಾನೆ? ಫಸ್ಟು ವಕ್ತಾನುಕೂಲ್ಯ ಎಂಬುದು ಮುಖ್ಯವಾದ ಒಂದು ಘಟ್ಟ. ಅದೆಲ್ಲ ಮೇಲೆ ಬಿಟ್ಟೋಗಿದೆ ಬಹಳಷ್ಟು. ಇವತ್ತು ಕಾಲಕಾಲಕ್ಕೆ ಆರಾಧನೆಗಳ ಕಾಲದಲ್ಲೂ ಕೂಡ ಅವರು ವಾಕ್ಯಾರ್ಥಗೋಷ್ಠಿಯನ್ನು ನಡೆಸಿಬಿಟ್ರೆ ಜನಸಾಮಾನ್ಯರಿಗೆ ಪರಿಚಯದ ಪ್ರಸಕ್ತಿನೇ ಬರೋದಿಲ್ಲ. ಹಾಗಾಗುತ್ತೆ. ಅದರ ಜೊತೆಗೆ ಇದು ಇರಬೇಕು, ಗ್ರಂಥದ ಪರಿಚಯಕ್ಕೆ ವಾಕ್ಯಾರ್ಥಗೋಷ್ಠಿಗಳು ಎಷ್ಟು ಮುಖ್ಯ ಆಗ್ತದೋ ಅವರ ಜೀವನ ಪರಿಚಯ, ಸಾಧನೆಯ ಪರಿಚಯ, ಅವರು ಎಂತೆಂಥ ಸಮಯದಲ್ಲಿ ಸಾಧನೆ ಮಾಡಿದರು, ಆ ಪರಿಚಯ ನಮಗೆ ಸ್ಫೂರ್ತಿ ಕೊಡುತ್ತೆ. ಅಂಥ ಮಹಾನುಭಾವರು ಪಡ್ಕೊಂಡ ರೀತಿ, ಅವರು ಸಾಧನೆ ಮಾಡಿದಂಥ ರೀತಿ ನಮ್ಮ ಸಾಧನೆಗೆ ಒಳ್ಳೆ ದಿಗ್ದರ್ಶನ ಮಾಡೋದ್ರಿಂದ ಅವುಗಳ ಅಧ್ಯಯನ ಬಹಳ ಮುಖ್ಯ ನಮಗೆ. ಇವತ್ತು ವಿಡಿಯೋ ಆಡಿಯೋಗಳಲ್ಲಿ ವಿಡಿಯೋ ಹೆಚ್ಚು ಎಫೆಕ್ಟಿವ್ ಅಂತ ಗೊತ್ತವರು. ಅವರ ಮಾತುಗಳು ಆಡಿಯೋ ಆದರೆ ಅವರ ಚರಿತ್ರೆಯೆಲ್ಲ ವಿಡಿಯೋ ಇದ್ದಾಗ ಅದು ಬಲುಬೇಗ ನಮಗೆ ಅರ್ಥ ಆಗ್ತದೆ. ಅವರು ಮಹಿಮೆ ಬಹಳ ಚೆನ್ನಾಗಿ ಅರ್ಥವಾಗ್ತದೆ. ರಾಘವೇಂದ್ರ ಸ್ವಾಮಿಗಳ ಗ್ರಂಥಗಳನ್ನು ಓದಿ ಯಾರು ಅವ್ರನ್ನ ಆರಾಧನೆ ಮಾಡೋದಿಲ್ಲ. ಗ್ರಂಥಗಳು ಓದೋರು ವಾಕ್ಯಾರ್ಥ ಮಾಡ್ತಾರಷ್ಟೇ. ಆರಾಧನೆ ಮಾಡೋರೆಲ್ಲ ಮಹಿಮೆ ಕೇಳಿದವರೇನೆ. ಅಲ್ಲಿ ಮೂಢರಿದ್ದಾರೆ, ಅದು ತಪ್ಪಷ್ಟೇ. ಮೂಢಭಕ್ತರಾಗಬಾರ್ದು. ಆದರೆ ಮಹಿಮೆ ಸರಿಯಾಗಿ ತಿಳ್ಕೊಂಡ್ರೂ ಮಹತ್ವ ಇರ್ತದೆ. ಮಧ್ವ ವಿಜಯ ಹೇಳ್ತಾರೆ, ಸಾಧುಭ್ಯೋ ಮಧುಮಥನಾಂಗ್ರಿ ಭಕ್ತಿ ಭಾಗ್ಯ ಶ್ರೌತೆಭ್ಯೋ ವಿತತಮತೇರ್ ಮಹಾನುಭಾವಂ ವೇದಾಂತಂ ಸ್ವಯಮಿವ ಬಂಧ ಮೋಕ್ಷ ಮೂಲಂ ವ್ಯಾಚಷ್ಟ ಸ್ಫುಟ ಮಥ ಕೋಪಿ ಕೋಪಿದೋತ್ರ. ಸುಮಧ್ವ ವಿಜಯ 16ನೇ ಸರ್ಗದ ಮೊದಲ ಶ್ಲೋಕ ಅಲ್ಲಿ ಹೇಳ್ತಾರೆ. ಆಚಾರ್ಯರ ಚರಿತ್ರೆಯನ್ನ ಅವರ ಶಿಷ್ಯ ಹೇಗೆ ಪ್ರವಚನ ಮಾಡಿದರು ಅಂದರೆ, ವೇದಾಂತಂ ಸ್ವಯಮಿವ ಬಂಧ ಮೋಕ್ಷ ಮೂಲಂ. ಸ್ವತಃ ವೇದಾಂತ ಶಾಸ್ತ್ರವನ್ನು ಹೇಳಿದಾಗ ಹೇಳಿದರು ಅಂತ ಹೇಳ್ತಾರೆ. ಈ ಮಾತಿನೊಳಗೆ ಸ್ಪಷ್ಟಾರ್ಥ ತಿಳಿಯುತ್ತೆ. ಆಚಾರ್ಯರೇ ಹೇಳ್ತಾರೆ, ಚರಿತಂ ವೈಷ್ಣವಾನಂತೂ ವಿಷ್ಣೋದ್ರೇಕಾಯ ಕಥ್ಯತೆ. ಭಗವದ್ಭಕ್ತರ ಕಥೆ ಅನ್ನೋದು ಭಗವಂತನ ಮಹಿಮೆಯಲ್ಲೇ ಪರಿವಸಾನ ಆಗೋದು ಅಂತ ಹೇಳ್ತಾರೆ. ಯಾವುದೇ ಭಗವಂತ ಭಗವದ್ಭಕ್ತನ ಒಟ್ಟು ಮಹಿಮೆ ಎಂಡಾಗೋದು ಭಗವಂತನ ಮಹಾತ್ಮ್ಯದ. ಒಬ್ಬ ಹುಡುಗ ಸ್ಕೂಲಿಗೆ ಫಸ್ಟ್ ಬಂದರೆ ಸ್ಕೂಲಿಗೆ ಕ್ರೆಡಿಟ್ ಅಷ್ಟೇ ಇರ್ತದೆ, ನೆನಪಿರಬೇಕು. ಅದೇ ಒಂದು ಇನ್ಸ್ಟಿಟ್ಯೂಷನ್ಗೆ ಎಷ್ಟು ಮಹತ್ವ ಬರ್ತದೋ ಆ ತರಹ ಭಗವಂತನ ಭಕ್ತರ ಸಾಧನೆಯೆಲ್ಲ ಭಗವಂತನ ವಿಶಿಷ್ಟವಾದ ಹಿರಿಮೆಯ ಸಂಕೇತ ಅಂತ ತಿಳ್ಕೊಂಡ್ರೆ ನಾವು ಯಾಕೆ ತಿಳ್ಕೋಬೇಕು ಅಂತ ಗೊತ್ತಾಗುತ್ತೆ. ಮತ್ತು ಆದಿರಾಜ ಸ್ವಾಮಿಗಳಂಥ ಶ್ರೇಷ್ಠ ಜ್ಞಾನಿಗಳ ಸಾಲಿಗೆ ಸೇರ್ತಾರೆ. ಕೆಲವರು ಜ್ಞಾನಿಗಳಲ್ಲಿ ಮಾಹಿತಿ ಸಿಗೋದು ಕಷ್ಟ. ಆದರೆ ವಾದಿರಾಜರ ಬಗ್ಗೆ, ವ್ಯಾಸರಾಜರ ಬಗ್ಗೆ ಒಳ್ಳೆ ಅಮೂಲ್ಯ ಮಾಹಿತಿಗಳು ಸಿಗ್ತಕ್ಕಂಥ ಕಾಲ ಇನ್ನೂ ಉಳ್ಕೊಂಡಿದೆ. ಔದಾಸೀನ್ಯ ಮಾಡಿದ್ರೆ ಅದು ಬಿಟ್ಟು ಹೋಗಿಬಿಡುತ್ತೆ. ಸದ್ಯದ ಪರಿಸ್ಥಿತಿಯಲ್ಲಿ ನಮಗೆ ವಾದಿರಾಜ ಸ್ವಾಮಿಗಳ ಬಗ್ಗೆ ಅನೇಕ ಅಧಿಕೃತ ಆಧಾರ ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಅವರ ಪರಂಪರೆಯಲ್ಲೇ ಬಂದ ವೇದನಿಧಿಗಳು ತೀರ್ಥರೆಂಬ ಶಿಷ್ಯರ ಕಾಲದೊಳಗೆ ಒಬ್ಬ ರಾಮಚಂದ್ರಾಚಾರ್ಯರು ಅಂತಕ್ಕ ದೊಡ್ಡ ವಿದ್ವಾಂಸರು ವಾದಿರಾಜ ಗುರುವರ ಚರಿತಾಮೃತ ಅನ್ನೋ ಗ್ರಂಥವನ್ನು ಬರೀತಾರೆ. ಅದು ಒಂದು ಆಧಾರ ಗ್ರಂಥ. ಅದಕ್ಕಿಂತ ಮುಖ್ಯವಾದ ಆಧಾರ ಗ್ರಂಥ ಅಂದರೆ ವಾದಿರಾಜ ಸ್ವಾಮಿಗಳ ಸಾಕ್ಷಾತ್ ಶಿಷ್ಯರು ರಘುನಾಥಾಚಾರ್ಯರು ಅಂತ ಹೆಸರು. ಅವರು ವೃತ್ತರತ್ನ ಸಂಗ್ರಹ, ಶ್ರೀ ವಾದಿರಾಜ ಗುರುವರ ವೃತ್ತರತ್ನ ಸಂಗ್ರಹ ಅಂತ ಗ್ರಂಥ ಬರೆದಿದ್ದ. ಒಳ್ಳೆ ಅಪೂರ್ವವಾದ ಕೃತಿ ಅದು. ವಾದಿರಾಜ ಸ್ವಾಮಿಗಳ ಬಗ್ಗೆ ವಸ್ತುನಿಷ್ಠವಾಗಿ ಅವರನ್ನು ಕಣ್ಣಾರೆ ಕಂಡವರು, ಅವರಿಂದ ಪಾಠ ಕೇಳಿದವರು, ಅವರ ಜೊತೆಗೆ ಎಷ್ಟೋ ಕಡೆ ಸಂಚಾರ ಮಾಡಿದವರು. ಆದ್ದರಿಂದ ಅವರ ಮಾತಿಗೆ ಬಹಳಷ್ಟು ಮಹತ್ವ ಇರ್ತದೆ. ಆ ಹಿನ್ನೆಲೆಯಲ್ಲಿ ತಿಳ್ಕೊಳ್ಳೋದು ಹೊರಟ್ರೆ ವಾದಿರಾಜ ಸ್ವಾಮಿಗಳ ಬಗ್ಗೆ ಅಪೂರ್ವವಾದಂಥ ಮಾಹಿತಿಗಳನ್ನು ಪಡೆಯಲಿಕ್ಕೆ ಸಾಧ್ಯ. ಕೆಲವರು ಮಹಿಮೆ ಯಾವುದೋ ಒಂದು ಕಾಲದಲ್ಲಿ ವ್ಯಕ್ತವಾಗೋದುಂಟು. ಆದರೆ ವಾದಿರಾಜರಂಥವ್ರ ಮಹಿಮೆ ಹಾಗಲ್ಲ. ಅವರು ಇನ್ನು ಹುಟ್ಟೋದಕ್ಕಿಂತ ಮುಂಚಿನಿಂದ ಪ್ರಾರಂಭ ಮಾಡಿ ಬೃಂದಾವನ ಪ್ರವೇಶ ಮಾಡಿ ಇಷ್ಟು ಶತಮಾನಗಳಾದರೂ ಇನ್ನೂ ಕೂಡ ಅವರ ಮಹಿಮೆ ಹಾಗೆ ಕ್ಷಣ ಕ್ಷಣಕ್ಕೂ ಹೊಸದಾಗಿ ಕಾಣುತ್ತದೆ ಅಂದರೆ ತೀರ ವಿರಳಾತಿ ವಿರಳ ಶ್ರೇಷ್ಠ ಜ್ಞಾನಿಗಳ ಸಾಲಿಗೆ ಅವರು ಸೇರ್ತಾರೆ. ಅವರು ಹುಟ್ಟಿದ ಸ್ಥಳ ಹೂವಿನಕೆರೆ ಅಂತ ಹೆಸರು. ಕುಂಭಾಸಿ ಎಂಬ ಬಹಳ ದೊಡ್ಡ ಕ್ಷೇತ್ರ ಅದು ಕುಂಭಾಸಿ. ಅದರ ಹತ್ತಿರ ಇರತಕ್ಕಂಥ ಸ್ಥಳ ಹೂವಿನಕೆರೆ. ಹಿಂದೆ ವಾದಿರಾಜ ಸ್ವಾಮಿಗಳ ಮಠ, ಇವತ್ತಿನ ಸೋದೆ ಮಠ ಅಂತ ಕರಿತೇವೆ, ಅದು ಎಲ್ಲಿತ್ತಂತೆ ಕುಂಭಾಸಿ ಮಠ ಅಂತಲೇ ಹೆಸರು. ಅದಕ್ಕೆ ಕುಂಭಾಸಿ ಹೆಡ್ ಕ್ವಾರ್ಟರ್ಸ್ ಆಗಿತ್ತಂತೆ ಹೂವಿನಕೆರೆಯಲ್ಲಿ. ವಾದಿರಾಜ ಸ್ವಾಮಿಗಳಿಂದ ಸೋದೆ ಈ ಕಡೆ ಹೆಡ್ ಕ್ವಾರ್ಟರ್ಸ್ ಆಯಿತು. ಅದು ಎರಡು ಹೆಡ್ ಕ್ವಾರ್ಟರ್ಸ್ ಕಾಣುತ್ತೇವೆ. ಮೊದಲು ಕುಂಭಾಸಿ ಮಠ, ವಾದಿರಾಜ ಸ್ವಾಮಿಗಳಿಂದ ಪೂರ್ತಿ ಬದಲಾವಣೆಯಾಗಿಬಿಟ್ಟು ಸೋದೆ ಮಠ ಅನ್ನೋ ಕೀರ್ತಿ ಬಂತು. ಆ ಕುಂಭಾಸಿ ಹತ್ರ ಹೂವಿನಕೆರೆ ಅಂತಕ್ಕಂಥ ಗ್ರಾಮ, ಅಲ್ಲಿ ರಾಮಾಚಾರ್ಯ ದಂಪತಿಗಳು ಅಂತೇಳಿ. ಅವರಿಗೆ ಬಹುಕಾಲ ಮಕ್ಕಳಿರಲಿಲ್ಲ. ಸಾಮಾನ್ಯವಾಗಿ ಪುರಾಣ ಪುಣ್ಯಕಥೆಯಲ್ಲಿ ಕೇಳ ಹಾಗೆ ಮಕ್ಕಳಿರಲಿಲ್ಲ, ಸೇವೆ ಮಾಡಿದ್ರು ಮಕ್ಕಳಾದ. ಆ ಸೇವೆ ಮಾಡಿದಾಗ ಪರಮಾತ್ಮ ವಾಗೀಶ ತೀರ್ಥರ ಮೂಲಕ ಅನುಗ್ರಹವಾಯಿತಂತೆ. ವಾಗೀಶ ತೀರ್ಥರು ಉಡುಪಿಯ ಅಷ್ಟಮಠಗಳಲ್ಲಿ ವಿಷ್ಣು ತೀರ್ಥರ ಮಠದವರು, ಅಂದರೆ ಸೋದೆ ಮಠದ, ಇವತ್ತಿನ ಸೋದೆ ಮಠದವರು ಅವರು. ಆ ಮಠಕ್ಕೆ ಬಹಳ ಶ್ರೇಷ್ಠ ಜ್ಞಾನಿಗಳಾಗಿ ಬಂದ ಪುಣ್ಯಾತ್ಮರು. ಅವರ ಮಹಿಮೆಯನ್ನು ಸ್ವತಃ ವಾದಿರಾಜ ಸ್ವಾಮಿಗಳೇ ಕೊಂಡಾಡ್ತಾರೆ ತಮ್ಮ ತೀರ್ಥ ಪ್ರಬಂಧದೊಳಗೆ. ವಾಗೀಶ ತೀರ್ಥ ಮುನಿವರಿಯ ಗುಣಾಂಬುರಾಸಿ ಅಂತ ವರ್ಣನೆ ಮಾಡ್ತಾ, ನೀವು ಅಪೂರ್ವವಾದಂಥ ಗುರುಗಳು, ನೀವು ನಿಮ್ಮಿಂದ ನಮ್ಮ ಮನಃಶುದ್ಧಿ ಆಗಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ ಅಂದರೆ ಎಷ್ಟು ಮುಖ್ಯವಾದದ್ದು. ಯುಕ್ತಿಮಲ್ಲಿಕಾದಲ್ಲಿ ಅವರ ಹೆಸರನ್ನು ಹೇಳುತ್ತಾರೆ. ರುಕ್ಮಿಣಿ ಶಿಬಿರದಲ್ಲಿ ಹೇಳ್ತಾರೆ, ಮುನೀಶ ವಾಗೀಶ ಸುತಸ್ವರಮ್ಯಾಂ ಹರೇ ಕಥಾಂ ಶಂಸತಿ ವಾದಿರಾಜ. ಮುನೀಶ ವಾಗೀಶ ಸುತಃ, ಮುನಿಶ್ರೇಷ್ಠರಾದ ವಾಗೀಶರ ಸುತನ, ಅವರ ಕರಕಮಲ ಸಂಜಾತ ಅಂತ ಹೇಳಿ ವಾದಿರಾಜ ಸ್ವಾಮಿಗಳ ಬಗ್ಗೆ ವಾದಿರಾಜ ಸ್ವಾಮಿ ತಾವೇ ಮಾಹಿತಿಯನ್ನು ಕೊಡ್ತಾರೆ ಅಂತ ವಾಗೀಶ ತೀರ್ಥರು. ಇನ್ನೊಂದು ಅವ್ರ ಬಗ್ಗೆ ಒಂದು ವಿಶಿಷ್ಟ ಮಾಹಿತಿ ಅಂದರೆ, ಉಡುಪಿಯಲ್ಲಿ ನಾವು ಹಿಂದ್ಗಡೆ ಹೋದರೆ ವೃಂದಾವನಗಳಿವೆ, ತುಂಬ ವೃಂದಾವನಗಳನ್ನು ಕಾಣುತ್ತೇವೆ. ಆ ವೃಂದಾವನಗಳಲ್ಲಿ ಮೊದಲೇ ವೃಂದಾವನ ವಾಗೀಶ ತೀರ್ಥರದು, ಅವರಿಂದ ಪ್ರಾರಂಭ ಆಯಿತು. ಮೊದಲು ಉಡುಪಿಯಲ್ಲಿ ವೃಂದಾವನಗಳಿರಲಿಲ್ಲ, ಮಠಗಳಲ್ಲಿ ಇದ್ದವು. ಆ ಮಠಗಳಲ್ಲಿ ಒಂದು ಕೆಲವು ಅನೇಕ ಮಠಗಳನ್ನು ನೋಡಿರೋದಿಲ್ಲ, ಕೆಲವು ಮಠಗಳು ವೃಂದಾವನಗಳಿವೆ, ಹಿಂದಿನ ಗುರುಗಳು ವೃಂದಾವನ ಇದೆ. ಕೃಷ್ಣ ಮಠದಲ್ಲೇ ವೃಂದಾವನ ಮೊದಲ ಬಾರಿಗಾಗಿದ್ದು ವಾಗೀಶ ತೀರ್ಥರು. ಅದಕ್ಕೆ ಅಕ್ಸೆಪ್ಟೆನ್ಸ್ ವಾದಿರಾಜ ಸ್ವಾಮಿಗಳಂಥವ್ರು ಮಾಡಿದ್ದಕ್ಕೆ ಅದಕ್ಕೆ ಮನ್ನಣೆ ಸಿಕ್ಕೋಯ್ತು. ಅನಂತರ ಎಷ್ಟೋ ವೃಂದಾವನ ಆಗಿದೆ, ಆಮೇಲೆ ಎಷ್ಟೋ ವೃಂದಾವನಗಳಾಗಿದೆ. ಅದು ಅದು ವೃಂದಾವನ ಗುರುತಿಸ್ಬೇಕಾದ್ರೆ ಹಿತ್ತಾಳೆ ಕವಚ ಹಾಕಿರೋ ವೃಂದಾವನ ದೊಡ್ಡದು, ಅವ್ರದ್ದು ಹಿತ್ತಾಳೆ ಕವಚ ಮೂನಾಲ್ಕಕ್ಕೆ ಹಾಕಿದ್ದಾರೆ. ಅತಿ ದೊಡ್ಡ ವೃಂದಾವನ ಹಿತ್ತಾಳೆ ಕವಚ ಇರೋದ್ರಿಂದ ವಾಗೀಶ ತೀರ್ಥರು. ಅವರೇ ವಾದಿರಾಜ ಸ್ವಾಮಿಗಳಿಗೆ ಈ ರೀತಿಯಾದ ಅವರ ತಂದೆ ತಾಯಿಗಳಿಗೆ ಮುನ್ಸೂಚನೆ ಕೊಟ್ಟಂತಹ ಗುರುಗಳು ಅಂದ್ರೆ ಅವರೇ. ಅವರ ಉಡುಪಿ ಹೋಗಿ ಅವರ ಹತ್ರ ಉಡುಪಿ ಹೇಗೋ ಹತ್ತಿರ ಅವರ ಹತ್ರ ಪ್ರಾರ್ಥನೆ ಮಾಡಿದರಂತೆ. ಆಗ ಅವರು ಅನುಗ್ರಹ ಮಾಡ್ತಾರೆ, ನಿಮಗೊಂದು ಸಂತಾನವಾಗತ್ತೆ ಅಂತ ಹೇಳುತ್ತಾರೆ. ಒಳ್ಳೆ ಬುದ್ಧಿವಂತ ಪ್ರತಿಭಾವಂತ ಎಲ್ಲ ವಿಶೇಷಣ ಸೇರಿಸಿ ಹೇಳುತ್ತಾರೆ. ಭಾರಿ ಖುಷಿ ಆಯ್ತು ಅವರಿಗೆ. ಆದರೆ ಕೊನೆಗೆ ಒಂದು ಮಾತು ಹೇಳ್ತಾರೆ, ಭಗವನ್ ನಮಗೆ ಕೊಡಬೇಕು. ಇದು ಒಂದು ದೃಷ್ಟಿಯಿಂದ ಭಾರಿ ಖುಷಿ ಕೊಡೋ ವಿಚಾರ, ಯಾಕಂದ್ರೆ ಮಠಕ್ಕೆ ಅಧಿಪತಿಯಾಗ್ತಕ್ಕಂಥ ಮಗು ಹುಟ್ಟುತ್ತಾನೆ ಎಂಬುದು ಭಾರಿ ಖುಷಿ. ಆದರೆ ಕಷ್ಟಪಟ್ಟು ಮಗನನ್ನು ಪಡೆದು ವಾಪಸ್ ಕೊಡಬೇಕು, ನಿಮಗೆ ಒಂದು 10 ರೂಪಾಯಿ ಕೊಡ್ತೀರಿ ಇಮಿಡಿಯೇಟ್ಲಿ ವಾಪಸ್ ಕೊಡಬೇಕು ಅಂದರೆ ಇಸ್ಕೊಂಡು ಏನು ಉಪಯೋಗ ಅಂತ ಅನಿಸ್ಬಿಡುತ್ತೆ. ಆದರೆ ಅವರು ಯೋಚನೆ ಮಾಡುತ್ತಾರೆ, ಮಗು ಅಂತ ಆಗಲಿ, ಮೊದಲು ಮುಂದೆ ನೋಡೋಣ ಅನ್ನೋದ್ರ ಜೊತೆಗೆ ಒಳಗೊಂಥರ ಆನಂದ. ಸ್ವಾಮಿಗಳು ಕೇಳ್ತಕ್ಕಂಥ ಮಗು ಅಂದರೆ ಖುಷಿ ಇದ್ದೇ ಇದೆ ಅವರಿಗೆ. ಆದರೂ ಆತಂಕ ತಪ್ಪಿದ್ದಲ್ಲ, ಆನಂದ ಜೊತೆಗೆ ಆತಂಕನೂ ಅವರಿಗೆ ಸಾಕಷ್ಟು ಇತ್ತು. ವಾಗೀಶ ತೀರ್ಥರು ಒಂದು ಅವಕಾಶ ಕೊಟ್ಟರಂತೆ ಮತ್ತೆ ಅವರಿಗೆ, ಆಗಲಿ ಬಿಡಿ, ತುಂಬ ಯೋಚನೆ ಮಾಡೋದು ಬೇಡ, ಮಗು ಮನೆಯೊಳಗೆ ಹುಟ್ಟಿದ್ರೆ ನೀವೇ ಇಟ್ಕೊಳ್ಳಿ, ಹೊರಗೆ ಹುಟ್ಟಿದ್ರೆ ಮಠಕ್ಕೆ ಕೊಡಿ ಅಂತಾರಂತೆ. ಇನ್ನೊಂದು ಚಾನ್ಸ್ ಸಿಕ್ಕಾಗಾಯ್ತು ಅವರಿಗೆ. ಸೊ ಆದಷ್ಟು ಮನುಷ್ಯ ಪ್ರಯತ್ನಕ್ಕೊಂದು ಇತಿಮಿತಿಯನ್ನು ತೋರಿಸೋ ಒಂದು ದೃಶ್ಯನೂ ಅದಾಯಿತು. ಆಯ್ತು, ಒಪ್ಪಿಕೊಂಡ್ರು. ಅದೇ ರೀತಿ ಅವ್ರ ಮಾತು ಸತ್ಯವಾಯಿತು. ಇವೆಲ್ಲ ಹಿಂದಿನ ಕಥೆಗಳನ್ನು ಕೇಳೋ ಜನ ಇವತ್ತು ಇಲ್ಲ, ಆದ್ರಿಂದಾಗಿಯೇ ಅಧ್ಯಾತ್ಮದ ಬಗ್ಗೆ ಒಲವೇ ಬರೋದಿಲ್ಲ ಅವರಿಗೆ. ಎಲ್ಲ ಏನು ನೋಡ್ತಾರೋ ಅಂತ ಹೈಲಿ ಮೆಟೀರಿಯಲಿಸ್ಟಿಕ್ ಅಪ್ರೋಚ್, ಅದು ಮೆಕ್ಯಾನಿಕಲ್ ಆಗಿ ಭೌತಿಕವಾಗಿ ಮನುಷ್ಯ ಸುಖ ಕಾಡ್ತಕ್ಕಂಥ ಒಂದು ಅವ್ಯವಸ್ಥೆ ಇವತ್ತು ಉಂಟಾಗ್ತಾ ಇದೆ ಅಂತ ಜ್ಞಾನಿಗಳ ಚರಿತ್ರೆ ಕೇಳಿದರೆ ನಮಗೆ ಏನು ಲೋಕದಲ್ಲಿ ಹೊರಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅದನ್ನಲ್ಲಿ ಕಾಣ್ತೇವೆ ನಾವು. ಅವ್ರ ಮಾತು ಸತ್ಯವಾಗಿ ಹೋಯಿತು, ಸತ್ಯವಾಗಿ ಗರ್ಭಿಣಿ ಆಗೇ ಬಿಟ್ರು. ಆಗ ಅವ್ರ ಗುರುಗಳ ಮಾತು ನೆನಪಾಯಿತು, ಅವು ಎರಡು ಮುಖದೂ ನೆನಪಾಯಿತು, ಗರ್ಭಿಣಿ ಆಗ್ತಾಳೆ ನೆನಪಾಯಿತು, ತಮಗೆ ಕೊಡಬೇಕು ಅಂತೂ ನೆನಪಾಯಿತು. ತಕ್ಷಣ ಅವ್ರು ಹೇಳಿದ ನಿಯಮವನ್ನು ಯೋಚನೆ ಮಾಡಿ ಅವರು ಮುಂದೆ ಅಲ್ಲ, ಗರ್ಭಿಣಿ ಆದಾಗಿನಿಂದ ಮನೆಯವರೆಗೆ ಹೋಗೋದೇ ಹೊರಗೆ ಹೋಗಿ ನಿಲ್ಲಿಸ್ಬಿಟ್ರು, ಪೂರ್ತಿ ಮಳಗನೇ ಇರಬೇಕು, ತಪ್ಪಿ ತಪ್ಪಿನೂ ಹೊರಗೆ ಹುಟ್ಟಬಾರದು ಮಗು ಅಂತಕ್ಕಂಥ ಎಚ್ಚರಿಕೆ ವಹಿಸಿದರು. ಪರಿಷಿದ ರಾಜನ ಕಥೆ ಕೇಳಿರುತ್ತೇವೆ ನಾವು, ಸಕ್ತ ಸಪ್ತಕ್ಷಕರಿಂದ ತಕ್ಷಕರಿಂದ ಕಚ್ಚಲ್ಪಟ್ಟು ಸಾಯಬೇಕು. ಉಳಿದ ಇನ್ನೂ ಅನೇಕ ಭಾಗ ಕಥೆ ಬಹಳ ಕೇಳಿರೋದಿಲ್ಲ, ಅದು ಹೇಳೋ ಪ್ರಸಂಗನೂ ಬಂದಿರೋದಿಲ್ಲ, ಗಡಿಬಿಡಿಯಲ್ಲಿ ಹೇಳೋಕ್ಕಾಗಿರೋದಿಲ್ಲ. ಅದು ಸುಮ್ಮನೆ ಕೊಡಲಿಲ್ವಂತೆ, ಬುದ್ಧಿವಂತಿಕೆನೂ ಮಾಡಿದ್ನಂತೆ, ತಕ್ಷಕ ಬಂದು ಕಚ್ಚುತ್ತಾನೆ ಅಂತಾದರೆ ಯಾಕೆ ತಪ್ಪಿಸ್ಕೋಬಾರದು ಅಂತ ಒಂದು ಪ್ಲಾನ್ ಜೊತೆಗೆ, ಅಕಸ್ಮಾತ್ ಕಚ್ಚಿದ್ರೆ ಕಚ್ಚಲಿ, ಆದ್ರೆ ಮನುಷ್ಯ ಪ್ರಯತ್ನ ಯಾಕೆ ತಪ್ಪಿಸ್ಬೇಕು ಅಂತ ಹೇಳಿ ಆತ ಗಂಗಾ ನದಿಯ ಮಧ್ಯೆ ಕಟ್ಟಿಸ್ಕೊಂಡ. ಗಟ್ಟಿಸ್ಕೊಳ್ಳೋದಕ್ಕೆ ಇರುವೆಗಿರುವೆ, ನಾವೆಲ್ಲ ಸಿಹಿ ಪದಾರ್ಥನ ನೀರಿನ ಮಧ್ಯೆ ಇಡ್ತೇವಲ್ಲ, ಆ ಇರುವೆ ಹತ್ತಿ ಬರಬಾರದು, ಹತ್ರ ಬರಬಾರದು ಅಂತೇಳಿ ಆಯ್ತು. ಫಸ್ಟ್ ಎಕ್ಸ್ಪೆರಿಮೆಂಟ್ ಮಾಡಿದ್ದ ಆತನೇ, ತಕ್ಷಕ ಬರಬಾರದು ಅಂತೇಳಿ ನದಿಯ ಮಧ್ಯೆ ಕಟ್ಟಿಸ್ಕೋತಾನೆ ಫಸ್ಟ್. ಅದು ಪ್ರೊಟೆಕ್ಷನ್ ಇಡ್ತಾನೆ ಹೊರಗಡೆ ಸಾಕಷ್ಟು ಜನಗಳನ್ನು, ಮೇಲೆ ನೋ ಎಂಟ್ರಿ, ವಿತ್ ಪ್ರಾಪರ್ ಪರ್ಮಿಷನ್ ಓನ್ಲಿ ಎಂಟ್ರಿ. ಸೊ ತಕ್ಷಕ ಸಣ್ಣ ಪುಟ್ಟ ಹಾವಲ್ಲ, ಭಾರಿ ದೊಡ್ಡ ಹಾವದು. ತಕ್ಷಕಶ್ಚಾಸ್ಮಿ ಸರ್ಪಾಣ ಭಗವಂತ ಗೀತೆಯಲ್ಲೇ ಹೇಳ್ತಾನೆ, ಅಂಥ ವಿಚಿತ್ರವಾದ ತಕ್ಷಕ. ಅದ್ಮೇಲೆ ದೊಡ್ಡ ರೂಪದಲ್ಲಿ ಬರ್ತಾನೆ, ಅವಾರ್ಡ್ ಮಾಡೋಕ್ಕಂತಾನೆ ಮಾಡಿದ, ಆದರೆ ತಕ್ಷಕ ಬಂದೇ ಬಿಟ್ಟ. ಅದು ಕಥೆ ಇನ್ನೊಂದು ಕಡೆ ಹೇಳ್ತಾನೆ. ಅದು ಕೊನೆಗೆ ಒಂದು ಹಣ್ಣು ತಂದು ಕೊಟ್ರಂತೆ ತಿನ್ನಬೇಕು ಅಂತ, ಯಾರೋ ಬ್ರಾಹ್ಮಣ ಹಣ್ಣು ತಂದು ಕೊಟ್ಟ, ಹಣ್ಣನ್ನು ಕೈಲಿ ಹಿಡ್ಕೊಳ್ಳೋಕೆ ಹೋಗ್ತಾನೆ, ಅವು ಓಪನ್ ಆಯ್ತು, ಸಿಕ್ಕು ಹುಳ, ಇಷ್ಟೇ ಎಷ್ಟು ಹುಳ ನೋಡ್ತಾನೆ, ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಭಾರಿ ದೊಡ್ಡದಾಗಿ ಸುತ್ತಕೊಂಡ್ಬಿಡ್ತಾತ, ಸುತ್ತಕೊಂಡು ಕಚ್ಚಿಬಿಡ್ತು ಅಂತ ಹೇಳಿದ. ಇದು ಮುಂದಿನ ಭಾಗ, ಇದು ಯಾತಕ್ಕೆ ಹೆಚ್ಚು ಮಹತ್ವ ಕೊಡೋದಿಲ್ಲ ಅಂತ ಪರಿಷಿದ ರಾಜನಿಗೆ ಗೊತ್ತಿತ್ತು, ಭಗವತ್ ಸಂಕಲ್ಪ ನಡೆದ ನಡೆಯುತ್ತೆ ಅಂತೇಳಿ. ಏನು ಪ್ರಯತ್ನ ಮಾಡದೆ ಭಾರಿ ಸೀರಿಯಸ್ ಅಂತ ಹೇಳಿ ಹಾಗೆ ಔಷಧಿ ಕೊಡಿಸಿ ಬಿಟ್ಬಿಟ್ರೆ ಹಾಗಾಗಬಾರ್ದು. ಮತ್ತೆ ಎಷ್ಟು ಡಾಕ್ಟ್ರಿಗೂ ಗೊತ್ತು, ಪೇಷಂಟ್ ಎಲ್ಲರಿಗೂ ಗೊತ್ತು, ಸಾಯೋದು ಗ್ಯಾರಂಟಿ, ಸ್ಟಿಲ್ ಇಂಜೆಕ್ಷನ್ ಕೊಡ್ತಾನೆ ಇರ್ತಾರೆ, ಔಷಧಿ ಬಿಲ್ ಮಾಡ್ತಾನೆ ಇರ್ತಾರೆ ಜೊತೆಗೆ, ಅದು ಕೊನೆಯವರೆಗೂ ನಡೆಯೋ ಪ್ರೋಸೆಸ್. ಮನುಷ್ಯ ಪ್ರಯತ್ನದ ಎಂಡ್ ಒಂದು ಕಡೆ ನೋಡ್ಬೇಕು ಅಲ್ಲಿ. ಪರಿಷತ್ ರಾಜನ ಕಥೆ ಇದು ಹಾಗೆ ನಡೀತ, ಆ ಅರ್ಥದೊಳಗೆ 9 ತಿಂಗಳು ಪ್ರಯತ್ನ ಮಾಡೇ ಬಿಡೋಣ, ಹೊರಗೆ ಹುಟ್ಟೋದು ಬೇಡ, ಒಳಗೆ ಹುಟ್ಟಬೇಕು ಅಂತ ಪ್ರಯತ್ನ ಮಾಡಿದ್ರು, ಅವರು ನಡೆದು ಹೋಯ್ತು ಹಾಗೆ. ಇದರಿಂದ ಮನುಷ್ಯ ಪ್ರಯತ್ನಕ್ಕೆ ಅರ್ಥನೂ ಇದೆ, ಆದರೆ ಅದು ಫೈನಲ್ ಅನ್ನೋ ಎಚ್ಚರಿಕೆನೂ ಅದರೊಳಗಿದೆ. ಇದರಿಂದ ಜೀವನದಲ್ಲೇ ಪರಿಪಾಠ ಆಗಬೇಕಷ್ಟೇ. ಯಾವ ಕೆಲಸ ಮಾಡಬೇಕಾದರೂ ಕೂಡ ಪ್ರಯತ್ನದ ಅರ್ಥದಲ್ಲೇ ಅವ್ರನ್ನ ಫಾಲೋ ಮಾಡಬೇಕು, ಆದರೆ ನಿರಾಶರಾಗಬಾರದು, ದೇವರ ಸಂಕಲ್ಪ ಗೆದ್ದೇ ಗೆಲ್ಲುತ್ತ ಅಂತಾಗಿ. ನಮ್ಮಲ್ಲಿ ಪದ್ಧತಿ ಇದೆ, ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅಂತ ಹೇಳ್ತಾರೆ. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಇದೇನೆ, ಎಷ್ಟೆಷ್ಟು ಯೋಚನೆ ಮಾಡಿದರು, ಕೊನೆಗೆ 9 ತಿಂಗಳೂ ಆಯಿತು, 9 ದಿವಸನೂ ಆಯಿತು. ಆವತ್ತು ಸರಿಯಾಗಿ ಇನ್ನೇನು ಸಾಧನೆ ದ್ವಾದಸಿ ಹೊತ್ತು, ಸಾಧನೆ ದ್ವಾದಸಿ. ಅವತ್ತು ಬೆಳಿಗ್ಗೆ ಅವ್ರು ಪಾಲನೆ ಕೂತ್ಬಿಟ್ಟಿದ್ದಾರೆ ಯಜಮಾನರು, ಪಾಲನೆ ಕೂತಿದ್ದಾರೆ. ತುಂಬ ಗರ್ಭಿಣಿ ಈಕೆ ಪಾಪ, ಅಷ್ಟೊತ್ತು ಸರಿಯಾಗಿ ಅವರು ಕಾಣ ಹಾಗೆ ಗೌರಿ ಗದ್ದೆ ಅಂತಾನೇ ಹೆಸರು ಅವ್ರ ಗದ್ದೆಗೆ. ಇಲ್ಲಿ ಇಲ್ಲಿ ಕತೆ ಹೇಳಿದ್ರೆ ಬೆಂಗಳೂರಲ್ಲಿ ಗದ್ದೆ ಅಂತ, ಮನೆಗಳು ಬಿಟ್ಟು ಇನ್ನೇನೇನು ಕಾಣೋದಿಲ್ಲ ಈ ಕಡೆಗೆ, ಅಲ್ಲೂ ನೋಡ್ಬೇಕು. ಇವತ್ತಿಗೂ ಗದ್ದೆ ಕಾಣಿಸುತ್ತೆ. ಸೌತ್ ಕೆನರಾದಲ್ಲಿ ಒಂದು ಮನೆಗೆ ಒಂದು ಗದ್ದೆ ಇರುತ್ತೆ, ಚಿಕ್ಕ ಕಡೆ ಗದ್ದೆಯೊಳಗೆ ಮನೆ. ಎಷ್ಟೋ ಕಡೆಗೆ ಅಂತ ಒಂದೇ ಮನೆ ಇರೋದಕ್ಕೆ ಊರುಗಳ ಹೆಸರವೆಲ್ಲ. ಒಂದು ಊರು ಅಂತ ಕರೆದ್ರೆ ಎಷ್ಟೋ ಕಿಲೋಮೀಟರ್ ದೂರ ಹೋಗ್ತಾನೆ ಇರಬೇಕು. ಅಲ್ಲೊಂದು ಮನೆ, ಇಲ್ಲೊಂದು ಮನೆ, ಒಂದು ಸ್ಕೂಲ್ ಇರುತ್ತೆ, ಸುತ್ತ ಮನೆಗಳೇ ಇರೋದಿಲ್ಲ. ಎಲ್ಲೋ ಬಂದಿಳಿದು ಹತ್ತು ಹೋಗ್ತಿರ್ತಾರೆ ಅಷ್ಟೇ. ಇವತ್ತು ಅಂತ ವಾತಾವರಣ ಇರಬೇಕಾದ್ರೆ ಅವತ್ತೆ ಆಗಿದ್ದಿರಬಹುದು. ನೋಡ್ತಾರೆ ಗದ್ದೆಯೊಳಗೆ ಮನೆ, ಹಾಗೆ ಬಗ್ಗೆ ಅಕಸ್ಮಾತ್ ಹೋಗ್ಲಿ, ಇಷ್ಟು ಬಗ್ಗೆ ನೋಡ್ಬೇಕು. ಈ ಮಧ್ಯೆ ಸಮಯದೊಳಗೆ ಅವರೇನು ಬಿಡಿಸ್ತಾ ಇಲ್ಲ, ತುಂಬಿದ ಗ್ರಹ ಬಿಡಿಸ್ಲಿಕ್ಕೆ ಅಧಿಕಾರ ಬರೋದಿಲ್ಲ ಮಡಿಯಲ್ಲಿ. ಆದ್ರೆ ಪಾಪ ಅವರು ಊಟ ಕೂತಿಲ್ಲ, ಇದು ಗಮನಿಸ್ಬೇಕು ನಾವು. ಗಂಡನ ಊಟ ಮೊದಲು ಆಗಲೇಬೇಕು ಅಂತ ಶಾಸ್ತ್ರಕ್ಕೋಸ್ಕರವಾಗಿ ಅವ್ರು ಊಟ ಕೂತಿಲ್ಲ ಪಾಲನೆಗೆ. ಶಾಸ್ತ್ರ ಒಪ್ತದೆ ಅದನ್ನ. ಎಂತ ಸಾಧನೆ ಆಚೆ ಇದ್ರು ಕೂಡ ಹೆಂಡತಿಗೆ ವಿನಾಯಿತಿ, ಗಂಡನ ಊಟ ಆಗೋವರೆಗೂ ಕಾಯ್ಬೋದು, ಏನು ದೋಷ ಇಲ್ಲ. ಅದು ಕಾಯ್ತಿದ್ದಾರೆ. ಅಕಸ್ಮಾತ್ ಹೊರ ನೋಡ್ತಾರೆ, ಒಂದು ಹಸು ಬಂದು ಮೇಲಕ್ಕೆ ಶುರು ಮಾಡಿದ್ ಅವ್ರ ಗದ್ದೆಯೊಳಗೆ. ಆ ಕ್ಷಣಕ್ಕೆ ಆಕೆಗೆ ಓಡಿಸ್ಬೇಕು ಅನ್ನೋ ಬುದ್ಧಿ ಬಂದ್ಬಿಡುತ್ತಂತೆ. ಈ ಬುದ್ಧಿ ಬರಬಾರ್ದು, ಬೇರೆ ಏನ್ ಬೇಕಾದ್ರೂ ಓಡಿಸ್ಬಹುದು, ಗೋಗಳನ್ನ ಓಡಿಸ್ಬಾರ್ದಂತೆ. ಗೋಗಳನ್ನ ಓಡಿಸ್ಬಿಟ್ರೆ ಗೋನ ಗೋ ಅನ್ನಬಾರ್ದು ಅಂತ ಅರ್ಥ ಅಷ್ಟೇ. ಗೋನ ಗೋ ಅಂದ್ಬಿಟ್ರೆ ಇವನೇ ಗೋ ಅಂತ ಅರ್ಥ. ಗೋ ಬರಬೇಕಂತೆ. ಗೋ ಅಂದ್ರೆ ಅದು ಕರ್ಮ ಸದ್ಗತಿ ಹೇತುತ್ವಾದ್ ಗೌಹು ಅಂತ ಅದಕ್ಕೆ ಹೆಸರು. ನಮ್ಮ ಸದ್ಗತಿಗೆ ಕಾರಣ ಅದು, ನಮ್ಮನ್ನ ಸದ್ಗತಿಗೆ ಗೋ ಅಂತ ಕಳಿಸಕ್ ಬರುತ್ತಂತ. ಅದನ್ನು ಕಳಿಸ್ಬಿಟ್ರೆ ವಾಪಸ್ ಹೊರಗೆ ಕಳಿಸ್ತಾ ಲೆಕ್ಕ. ಮೀಟರ್ ರೀಡರ್ ಹೊರಗೆ ಕಳಿಸಿದ್ರೆ ಡಿಸ್ಕನೆಕ್ಟ್ ಮಾಡಿ ಹೋಗ್ತಾನೆ, ಗೊತ್ತಿರ್ಬೇಕು ನಮ್ಗೆ. ಅವ್ನು ಬಾಬಾ ಅಂತ ಕರಿಬೇಕು, ಯಾಕಂದ್ರೆ ಕರೆಂಟ್ ಕೂಡ ಬರ್ತದೆ, ಇಲ್ಲ ಹೋದ್ರೆ ಅವನು ಓದು ಅವನು ಕೆಲಸಗಟ್ಟು ಹೋಗೇ ಬಿಡುತ್ತ. ಅದ್ರ ಮಹತ್ವ ಗೊತ್ತು ನಮಗೆ. ಮೀಟರ್ ರೀಡರ್ ಬಂದ್ರೆ ನಮಗೆ ಕರೆಂಟ್ ಸಪ್ಲೈ ವ್ಯವಸ್ಥೆ ಆಗ್ತದೆ ಅಂತ ಹೇಗೆ ಗೊತ್ತೋ. ಗೋವುಗಳು ಬಂದ್ರೆ ಭಗವಂತನ ಪ್ರತಿನಿಧಿಗಳು. ಗೋವುಗಳು ಎಲ್ಲಾ ದೇವತೆಗಳು ಸೇರಿ ಗೋವುಗಳಲ್ಲಿ ಬರ್ತಾರಂತೆ. ಓಡಿಸ್ಬಾರ್ದು ಅದನ್ನ, ಹಾಗೆ ಓಡಿಸ್ಬಾರ್ದು ಗೊತ್ತಿತ್ತು. ಆದ್ರೆ ಅದಕ್ಕೇನೆ ವಿಶೇಷವಾದ ಭಗವತ್ ಪ್ರೇರಣೆ ಅಂತ ಕರೆಯೋದು. ಓಡಿಸ್ಬೇಕು ಬುದ್ಧಿ ಬಂದೇ ಬಿಡುತ್ತಂತೆ. ಹೋರಿ ಗಂಡ ಮಾತು ಹೇಳಬಾರ್ದೆ, ಓಡಿಸ್ಬಿಡ್ತೀನಿ ಅಂತ ಹೇಳಬಾರ್ದೆ. ಆ ಕ್ಷಣಕ್ಕೆ ಏನು ತೋಚದೇ ಇಲ್ಲ, ಆ ಕ್ಷಣಕ್ಕೆ ಬರ್ತವೆ, ಸೀದಾ ಹೊರಗೆ ಹೋಗಿಬಿಟ್ರಂತೆ. ಈ ಕಥೆ ನಾನು ತುಂಬಾ ಕೇಳಿರ್ತೀವಿ, ಅದರಿಂದ ಕೆಲವು ಎಕ್ಸ್ಪ್ಲೇನ್ ಮಾಡ್ತೇನೆ ಅಷ್ಟೇ. ಜಾಸ್ತಿನ ಇಂಥದ್ದೇ ಪ್ರಸಂಗ ಮಹಾಭಾರತದಲ್ಲಿ ಬರ್ತದೆ. ಈ ಕರ್ಣನಲ್ಲಿ ಶಕ್ತಿಯಾಯುಧ ಇತ್ತು, ಅದನ್ನ ದುರ್ಯೋಧನ ತಿಳ್ಕೊಂಡಿದ್ದ, ಕರ್ಣನಿಗೆ ಗೊತ್ತಿತ್ತು, ಅರ್ಜುನ ಕೊಲ್ಬೇಕು ರಿಸರ್ವ್ ಮಾಡಿದ್ದ ಅದನ್ನ. ನಮಗೊಂದು ಪ್ರಶ್ನೆ ಬಂದೇ ಬರ್ತದಾಗ, ಯುದ್ಧ 18 ದಿವಸ ನಡೀತು, ಮೊದಲ 10 ದಿವಸ ಕರ್ಣ ಅದನ್ನ ಬಿಡಲಿಲ್ಲ. ಯಾಕಂದ್ರೆ ಕರ್ಣ ಯುದ್ಧದಲ್ಲಿ ಪಾಲ್ಗೊಳ್ಳೇ ಇಲ್ಲ, ಭೀಷ್ಮರು ಬದುಕಿರೋ ಯುದ್ಧ ಮಾಡೋರು ಮಾಡೋದಿಲ್ಲ ಅಂತ ಹೇಳಿರ್ತಾನೆ, ಬರಲೇ ಇಲ್ಲ. ಆದ್ರೆ ಕರ್ಣ ಅದನ್ನ ಆಕ್ಚುಲಿ ಪ್ರಯೋಗ ಮಾಡಿದ್ದು ಎಂದು ಗೊತ್ತೇನು, 14 ದಿವಸ ರಾತ್ರಿ ಪ್ರಯೋಗ ಮಾಡ್ತಾನೆ. ಅದು ಈ 3 ದಿವಸ ಯಾಕೆ ಬಿಟ್ಟ, ಅಥವಾ 4 ದಿವಸನೂ ಯಾತಕ್ಕೆ ಪ್ರಯೋಗ ಮಾಡಲಿಲ್ಲ ಅದನ್ನ? ಬೆಸ್ಟ್ ಆಪರ್ಚುನಿಟಿ, ಪ್ರಯೋಗ ಮಾಡಿದ್ರೆ ಅರ್ಜುನ ಹೋದ ಅಂತಾನೆ ಅರ್ಥ, ಅದು ಗ್ಯಾರಂಟಿ. ಮತ್ತೆ ಯಾಕೆ ಅರ್ಜುನ ಪ್ರಯೋಗ ಮಾಡಬಾರ್ದಾಗಿತ್ತು ಕರ್ಣ ಅಂತ ಕೇಳಿದರೆ, ನಮ್ಮ ಪ್ರಶ್ನೆಗೆ ಮಹಾಭಾರತದಲ್ಲಿ ಉತ್ತರ ಕೊಡುತ್ತದೆ. ದಿವಸ ರಾತ್ರಿ ಮೀಟಿಂಗ್ ಮಾಡ್ತಿದ್ರಂತೆ, ತೀರ್ಮಾನ ಆಗ್ತಿತ್ತು, ನಾಳೆ ಬಿಡಲೇಬೇಕು ಅರ್ಜುನ ಮೇಲೆ ತೀರ್ಮಾನ ಮಾಡಿಬಿಡ್ತಿದ್ರು. ಕರ್ಣನಿಗೆ ಹೇಳ್ತು, ಕರ್ಣನ ಒಪ್ಕೊಂಡ್ಬಿಡ್ತಿದ್ದ, ಎಲ್ಲ ರೆಡಿಯಾಗಿ ಹೋಗ್ತಿದ್ದ. ತಮಾಷೆ ವಾಪಸ್ ಹೋದ್ರೆ ನೆನಪೇ ಆಗ್ತಿದ್ದಿಲ್ಲ, ಯುದ್ಧಕ್ಕೆ ವಾಪಸ್ ಬರೋವರೆಗೂ ಮರ್ತು ಹೋಗ್ತಿತ್ತು. ಬಂದ್ಗಳಿ ಮತ್ತೆ ರಾತ್ರಿ ಮೀಟಿಂಗ್, ಎಂಥ ಕೆಲಸ, ನಾಳೆ ಯಾರು ಬಿಡ್ಬೇಕು ಅನ್ಕೋತಿದ್ರು. ಹೋಗೋದಲ್ಲಿ ಮತ್ತೆ ಮರ್ತು ಹೋಗ್ತಿತ್ತು. ನಮ್ಮ ಬುದ್ಧಿ ನಮ್ಮ ಕೈಲಿಲ್ಲ ಅನ್ನೋದು ದೊಡ್ಡ ಎಕ್ಸಾಂಪಲ್ ಅದು. ಅದಕ್ಕೋಸ್ಕರ ಇಂದ್ರದೇವರ ಶಕ್ತಿ ಆಯುಧ ಕರ್ಣ. ಯಾರು ಗೊತ್ತೇನು, ಸೂರ್ಯನ ಅವತಾರ. ಗಾಯತ್ರಿ ಮಂತ್ರ ಏನಾದರೂ ಸೂರ್ಯ ಮಂತ್ರವಾಗಿದ್ದರೆ ಕರ್ಣ ನೆನಪಾಗ್ತಿತ್ತು. ಸೂರ್ಯ ಮಂತ್ರ ಅಲ್ಲದು, ವಿಷ್ಣು ಮಂತ್ರ. ಆದ್ದರಿಂದಾಗೇನೆ ಸೂರ್ಯನಿಗೆ ಮರವು, ಸೂರ್ಯ ಅಂದ್ಕೊಳ್ಳೋದು ಬರೆಯೋದು, ಅಂದ್ಕೊಳ್ಳೋದು ಬರೆಯೋದು. ಕೊನೆ ದಿವಸ ಕೊನೆ ಬಿಡದಾಗ ಅನಿವಾರ್ಯ ಬಂದು ಕಟ್ಟೋತ್ತೆ ಬಿಡಬೇಕಾಯ್ತು, ಆಗ ಬಿಟ್ಟಾಕಿ. ಅಂದ್ರೆ ಹೇಗೆ ವೇಸ್ಟ್ ಆಗುತ್ತೆ, ಇದು ಯಾವುದು ಸಣ್ಣ ಪುಟ್ಟ ವಿಷಯ ಮಾಡ್ತೀವ ಅಲ್ಲ. ಇದು ಒಂದು ಕ್ವಶನ್, ಲೈಫ್ ಅಂಡ್ ಡೆತ್. ಅದು ಇವತ್ತು ಅರ್ಜುನ ಹೋದ್ರೆ ಕರ್ಣ ಉಳಿದ ಅಂತ ಅರ್ಥ, ಇಲ್ಲದವ್ರ ಕರ್ಣ ಹೋಗೋದು ಗ್ಯಾರಂಟಿ. ಅದನ್ನು ಮರಿತಾ ಇದ್ರೆ ಏನರ್ಥ ಅಂದ್ರೆ ಅದೇ ದೈವ ಸಂಕನ. ಯಾವ್ದು ಸಣ್ಣ ಪುಟ್ಟ ವಿಷಯ ಮರೆತ್ರೆ ದೊಡ್ಡ ಸೀರಿಯಸ್ ಅನಿಸೋದಿಲ್ಲ, ಅತಿ ಮುಖ್ಯವಾದ ವಿಷಯದ ಬಗ್ಗೆ ಮರವು ಕೊಡ್ತಾನಲ್ಲ ದೇವರು. ಆಗ ಮತ್ತ ಸ್ಮೃತಿ ಜ್ಞಾನ ಅಪೋಹನಂಚ, ಮನುಷ್ಯನ ಒಂದು ಎಲ್ಲಾ ವಿಧವಾದ ಸಾಮರ್ಥ್ಯ ದೇವರ ಮುಂದೆ ಅಷ್ಟು ಚಿಕ್ಕದಾಗಿ ಕಾಣಿಸುತ್ತೆ. ದೇವರು ಆಲ್ ಇನ್ ಆಲ್ ಆಲ್ ಮೈಟಿ ಅಂತ ಕರೆಯೋದಾಗಲೇನೆ, ಇಲ್ಲದವ್ರೆ ನಮ್ಮಂತೇನೆ ದೇವರಾಗಿಬಿಟ್ರೆ ಪ್ರಯೋಜನಕ್ಕೆ ಬರ್ತಿರಲಿಲ್ಲ. ದೇವರು ಎಲ್ಲಾ ವಿಧವಾದ ಅವಕಾಶ ಕೊಟ್ಟು ಬುದ್ಧಿ ತಾನು ನಮಗೆ ಕೊಟ್ಟರು ಕೂಡ ಕಂಟ್ರೋಲ್ ಮಾತ್ರ ಆತಂದೇನೆ. ಅದೇ ರೀತಿ ಇವ್ರಿಗೂ ನೆನಪಾಗಲಿಲ್ಲ, ಅವಷ್ಟು ನೆನಪಾಗಬೇಕೋ ಬೇಡ, ಹಾಗೆ ಸ್ವಲ್ಪ ಹೋಗೇ ಬಿಟ್ರೆ ಸೀದ ಹಾಗೆ ಮುಟ್ಬೇಕು. ಇವರಾದ್ರೂ ಕೇಳಬಾರ್ದು ಎಲ್ಲಿಗೆ ಹೋಗ್ತೀನಿ ಅಂತ ಇವರು ಗಮನಿಸಲಿಲ್ಲ. ಎಲ್ಲ ಆ ರೀತಿ ಟೈಮ್ ಕೂಡ್ಕೊಂಡು ಬರುತ್ತೆ ಅಂತ ಹೇಳಿದ್ದಾರೆ. ದೇವರ ಸಂಕಲ್ಪಕ್ಕೆ ತಕ್ಕಂತೆ ಎಲ್ಲ ಅಡ್ಜಸ್ಟ್ ಆಗುತ್ತೆ, ದೇವರು ಅಡ್ಜಸ್ಟ್ ಮಾಡಿಸ್ತಾನೆ. ಆ ಕಡೆಗೆ ಹೋದ್ರು, ಆ ಓಡಿಸಿದ ಸುಳ್ಳು, ಇವ್ರು ಹೋಗಿದ್ದಷ್ಟೇ ಕರೆ ಅಷ್ಟೇನೆ, ಹೋಗ್ತಿರ್ಲೇಕೆ ಅವ್ರು ಹೇರಿಗೆ ಆಗೇ ಬಿಡುತ್ತಂತಾಗಲೇ. ಇವತ್ತಿಗೂ ಜಾಗ ಕಾದರಿಸಿದ್ದಾರೆ, ಬಹುಶಃ ಬಹಳ ದೊಡ್ಡ ಜ್ಞಾನಿಗಳ ಒಬ್ಬರ ಬರ್ತ್ ಪ್ಲೇಸ್ ಅನ್ನು ಪ್ರಿಸರ್ವ್ ಮಾಡಿರೋದು ಅಂದ್ರೆ ವಾದಿರಾಜ ಸ್ವಾಮಿಗಳು. ಇವತ್ತಿಗೂ ಅಲ್ಲಿ ಹೋದ್ರೆ ಅಲ್ಲೊಂದು ಸಿಟ್ಟು ಗುಡಿ ಕಟ್ಟಿದ್ದಾರೆ, ಅಲ್ಲಿ ವಾದಿರಾಜ ಸ್ವಾಮಿಗಳ ಪ್ರತಿಮೆ ಇದೆ. ಪ್ರತಿ ಅದೇ ಜಾಗದಲ್ಲಿ ಬಹುಶಃ ಪ್ರಥಮ ಮಠ ಅವರು ವಾದಿರಾಜ ಸ್ವಾಮಿಗಳ ಒಂದು ಸ್ಮಾರಕ ಅಂತ ಹೇಳಿದ್ರೆ ಆ ಸ್ಥಳನೇ. ಗೌರಿಗದ್ದೆ, ಇವತ್ತು ಗೌರಿ ಅಂತ ಇವ್ರ ತಾಯಿ ಹೆಸರು, ಅದಕ್ಕೆ ಅದೇ ಹೆಸರು ಬಂದಿದೆ, ಗೌರಿಗದ್ದೆ ಅಂತಾನೆ ಹೆಸರು ಬಂದಿದೆ. ರಾಮಾಚಾರ್ಯ ಸರಸ್ವತಿ ಬಾಯಿ ಅಂತ ಕರೆಯೋದುಂಟು, ಅದು ಗೌರಿ ಬಾಯಿ ಇನ್ನೊಂದು ಹೆಸರು. ಅದು ಎರಡು ಹೆಸರು ಅದು ಹೆಂಗಸರಿಗೆ ಹೊಸ್ತೇನೋ ಅಲ್ಲ, ತವ್ರ ಮನೆ ಹೆಸರು ಒಂದು, ಗಂಡನ ಮನೆ ಹೆಸರು ಒಂದು, ಹೇಗಿರ್ತದೆ ಆ ಥರ ಇದ್ದಿದ್ರಿಂದ ಗೌರಿಗದ್ದೆನೂ ಹೌದು ಸರಸ್ವತಿ ಬಾಯಿನೂ ಹೌದು. ಅಷ್ಟು ನಡೆದು ನೋಡಿದರೂ ಆಘಾತವಾಯಿತು. ಮುಂದೆ ನೋಡ್ತಾರೆ ಹೀಗಾಗಿ ಹೋಗಿದೆ, ಆದರೆ ಇನ್ನೊಂದು ಪವಾಡ ನಡೆದೋಗಿತ್ತು. ಜ್ಞಾನಿಗಳ ದೃಷ್ಟಿ ಯಾವುದೇ ವೈಜ್ಞಾನಿಕ ದೃಷ್ಟಿಗೆ ಇಷ್ಟೇ ಆಪ್ಟಾಗಿ ವಿಜ್ಞಾನ ಕೂಡ ಟೈಮ್ ಕೊಡೋದಿಲ್ಲ, ಅವ್ರು ಡೇಟ್ ಕೊಟ್ಟರೆ ಡೆಲಿವರಿ ಆಗೋದಿಲ್ಲ, ಇಲ್ಲ ಮೊದಲಾಗುತ್ತೆ ಆಮೇಲೆ ಆಗುತ್ತೆ ಎಷ್ಟೊತ್ತಲ್ಲ, ಅದೇ ಪೀರಿಯಡ್ ಟೈಮ್ಗೆ ಆಗೋದು ಭಾರಿ ರೇರ್ ಅದು. ಇಲ್ಲಿ ಅದೇ ಟೈಮ್ಗೆ ಆಯಿತು ಅದು ಭಾಳ ಆಶ್ಚರ್ಯ, ಅದೇ ಟೈಮಿಗೆನೆ ಎಷ್ಟೊಂದು ವಾಗಿಸ್ತಿರ್ತಾರ ಆಗಲೇ ವ್ಯವಸ್ಥೆ ಮಾಡಿಬಿಟ್ಟಿದ್ರಂತಾಗಲೇ, ಅದು ಸ್ವಂತ ಗಂಡ ವ್ಯವಸ್ಥೆ ಮಾಡಿಲ್ಲ, ಸುತ್ತಮುತ್ತಲ ವ್ಯವಸ್ಥೆ ಮಾಡಿಲ್ಲ, ಆದ್ರೆ ವಾಗಿಸ್ತಿರ್ತಾರೆ ವ್ಯವಸ್ಥೆ ಮಾಡಿಬಿಟ್ಟಿದ್ದಾರೆ ಆಗಲೇ. ಅಲ್ಲೊಂದು ಮುತ್ತೈದೆಯರ ಗುಂಪು ಚಿನ್ನದ ಹರಿವಾಣ, ಅದರಲ್ಲಿ ಹೆರಿಗೆ ಆಯ್ತಂತೆ. ಇದು ಅದ್ಭುತವಾದಂತಹ ಹುಟ್ಟು. ಈ ರೀತಿ ವಾದಿರಾಜ ಸ್ವಾಮಿಗಳ ಕಥೆ ಹುಟ್ಟಿನಿಂದನೇ ಪ್ರಾರಂಭ, ಗರ್ಭ ಪ್ರವೇಶ ಮಾಡೋದ್ರಿಂದ ಹಿಡಿದು ವೃಂದಾವನ ಪ್ರವೇಶದವರೆಗೂ ಕೂಡ ತೀರ ವಿಲಕ್ಷಣವಾದಂಥ ವ್ಯಕ್ತಿತ್ವವನ್ನು ಬೆಳಗಿದ ಮಹಾಜ್ಞಾನಿಗಳ ಸಾಲಿಗೆ ಸೇರುತ್ತಾರೆ. ನಾಳೆ ವ್ಯಾಸರಾಜರ ಆರಾಧನೆ, ಅವರು ಬನ್ನೂರು ಗ್ರಾಮದಲ್ಲಿ ಜನಿಸಿದನು ಭೂಸ್ಪರ್ಶ ಮುನ್ನವಿಲ್ಲದೆ ಅಂತ ವಿಜಯದಾಸರು ಹೇಳುತ್ತಾರೆ. ಅವರು ಚಿನ್ನದ ಹರಿವಾಣದಲ್ಲೇ ಅವತಾರ ಮಾಡಿದ ಮಹಾನುಭಾವರು. ಇಬ್ಬರು ಆರಾಧನೆ ಜೊತೆ ಬಂದಿರೋದು ಭಾರಿ ವಿಶೇಷ. ಅವರಿಬ್ಬರು ಕೂಡ ಜೊತೆಗಿದ್ದವರೇನೆ, ವ್ಯಾಸರಾಜರು ಸೀನಿಯರು, ಅವರ ಶಿಷ್ಯತ್ವ ವಹಿಸಿದ್ದು ವಾದಿರಾಜ ಸ್ವಾಮಿಗಳು. ಎಲ್ಲ ರೀತಿಯ ವಾದಿರಾಜರು ವ್ಯಾಸರಾಜರು, ಮತ್ತೆ ಇಬ್ಬರಿಗೂ ಕೂಡ ತೀರ್ಥರು ಅಂತ ಅರ್ಥ ಆಗೋದಿಲ್ಲ, ರಾಜರು ಅಂತ ಕರೆದ್ರೆ ಅರ್ಥ ಆಗೋದು. ಆ ಕಾಲಕ್ಕೆ ಮೂರು ಜನ ರಾಜರಿದ್ದರು, ಶ್ರೀಪಾದರಾಜರು, ಶ್ರೀ ವ್ಯಾಸರಾಜರು, ಶ್ರೀ ವಾದಿರಾಜರು, ಮೂರು ಜನ ರಾಜರು. ಯತಿರಾಜರು ಎಲ್ಲರೂ ಕೂಡ ಲೋಕದ ರಾಜರೆಲ್ಲ ಯತಿರಾಜ, ಮತ್ತೆ ಎಲ್ಲ ರಾಜ ಮಹಾರಾಜರು ಕಾಲಿಗೆ ಇವರು ಕಾಲಿ ಬಿದ್ದಂಥ ಮಹಾರಾಜರು ಅಂದ್ರೆ ಇವರೇನು, ಯತಿಗಳಾಗಿ ರಾಜರು ಅಂತಕ್ಕಂಥ ಬಿರುದನ್ನು ಪಡೆದ ಮಹಾನುಭಾವರು. ನಮ್ಮಲ್ಲಿ ಹಾಗೆ ಜಯತೀರ್ಥರು ಜಯರಾಜರು ಅಂತಾನೆ ಕರೆಯೋದು, ಮಧ್ವರಾಜರು ಅಂತಾನೆ ಮಧ್ವಾಚಾರ್ಯರಿಗೆ ಹೆಸರು. ಈ ರೀತಿ ರಾಘವೇಂದ್ರ ಗುರುರಾಜರು ಅಂತ ಇವ್ರನ್ನ ಕರೀತಾರೆ, ಅನೇಕ ರಾಜರೇ ಇವರೆಲ್ಲ ಕೂಡ. ಅಂದ್ರೆ ಅವರ ಜೀವನದಲ್ಲಿ ಮುಖ್ಯವಾಗಿ ಯತಿಗಳು, ಆದರೆ ಅವರ ವೈಭವದಲ್ಲಿ ಅವರ ರಾಜರೇನೆ. ಇವತ್ತು ಯಾವ ರಾಜ ಮಹಾರಾಜರಿಗೂ ಅಷ್ಟು ವೈಭವ ಸಿಗಲಿಕ್ಕೆ ಸಾಧ್ಯ ಇಲ್ಲ, ಬದುಕಿದ್ದ ಸಿಗೋದೇ ಕಷ್ಟ ಅವರಿಗೆ. ವೃಂದಾವನ ಪ್ರವೇಶ ಮಾಡಿ ಶತಮಾನಗಳಾದರೂ ಕೂಡ ಅವರ ವೈಭವ ಅರ್ಥ ಮಾಡಿಕೊಂಡವರಿಗೆ ರಾಜರು ಅಂತ ತಿಳಿದೇ ತಿಳಿಯುತ್ತೆ, ಕಷ್ಟ ಮಾಡಿದರು. ಹಾಗ ಅವರು ಅಂದ್ಕೊಂಡ್ರು, ಆಯಿತು ದೇವರ ಸಂಕಲ್ಪ ಅಂತ ಒಪ್ಪಿಕೊಂಡ್ರು. ಹತಾಶರಾಗಲಿಲ್ಲ, ಅವರು ದೈವ ಸಂಪರ್ಕ ತಲೆ ಬಾಗಿದ್ರು ಅಷ್ಟೇ. ಓಹೋ, ದೇವರ ಸಂಕಲ್ಪ ನಿಶ್ಚಿತವಾಗಿ ಮಗು ಮಠಕ್ಕೆ ಸೇರಬೇಕಾಗಿದೆ ಅಂತ ಗೊತ್ತಾಯಿತು. ಮುಂದೆ ವ್ಯವಸ್ಥೆ ಮಾಡಿದರು, ಹೆಸರಿಟ್ಟರು ವರಾಹ ಭೂವರಾಹ ಅಂತ ಹೆಸರಿಟ್ಟರು. ವರಾಹ ಭೂವರಾಹ, ಅದಕ್ಕೆ ಕಾರಣ ಅನುಗ್ರಹ ಮಾಡಿದವರು ವಾಗೀಶತೀರ್ಥರು. ವಾಗೀಶತೀರ್ಥರು ಸೋದೆ ಮಠದವರು, ಅದಕ್ಕೆ ಮುಖ್ಯವಾಗಿರ್ತಕ್ಕಂಥ ಆರಾಧ್ಯ ಮೂರ್ತಿ ಭೂವರಾಹ ದೇವರು, ಆಚಾರ್ಯರ ಕೈಯಿಂದ ಕೊಡಲ್ಪಟ್ಟಂತ ಭೂವರಾಹ ದೇವರಾದ್ದರಿಂದ ಅದೇ ಹೆಸರನ್ನೇ ಇಟ್ಟು ಕುಲದೇವರ ಹೆಸರು ನೀಡೋದು ಹೇಗೆ ಪದ್ಧತಿನೋ, ಮಠಗಳಲ್ಲಿ ಮುಖ್ಯ ದೇವರೇ ಮಠದ ಶಿಷ್ಯರಿಗೆ ಕುಲದೇವರಿದ್ದಾಗ ಆ ಅರ್ಥದಲ್ಲಿ ಭೂವರಾಹ ವರಾಹ ಅಂತ ಹೆಸರಿಟ್ಟರಂತೆ. ಮುಂದೆ ಅವರು ಹೇಳ್ತಾರೆ, ಗುರುಗಳು ಯೋಚನೆ ಮಾಡೋದು ಬೇಡ, ಆ ವ್ಯವಸ್ಥೆಗೂ ಕೂಡ ಮಗು ನಿಮ್ಮಲ್ಲಿ ಬೆಳೀಲಿ, ಆದರೆ ಹಾಲು ಮಾತ್ರ ನಾವೇ ಕಳಿಸ್ತೇವೆ ಅಂತ ಹೇಳುತ್ತಾರೆ. ಯಾವ ಹಾಲು? ವರಾದಿ ಅಭಿಷೇಕ ಮಾಡಿದ ಹಾಲು, ದೇವರಿಗೆ ಅಭಿಷೇಕ ಮಾಡಿದ ಹಾಲನ್ನು ಕುಡಿಸಿ ಬೆಳೆಸ್ತಾರೆ. ವಾಯಸರಾಜರು ಹುಟ್ಟಿದ್ದು ಹಾಗೆ ಬೆಳೆದಿದ್ದು ಹಾಗೆ, ವಾಯಸರಾಜರು ಹುಟ್ಟಿದ್ದು ಹಾಗೆ ಬೆಳೆದಿದ್ದು ಹಾಗೆ, ಇದನ್ನು ನಮಗೆಲ್ಲ ತೋರಿಸಿಕೊಡ್ತಾರೆ. ನಾವು ವಿಟಮಿನ್ಸ್ ಬೇಕು ಅಂತ ಅಷ್ಟೇ ಯೋಚನೆ ಮಾಡ್ತೇವೆ ಹೊರತು ಅಲ್ಲಿ ಪ್ಯೂರಿಟಿ ಬೇಕು ಅಂತ ಯೋಚನೆ ಮಾಡೋದಿಲ್ಲ. ಮಕ್ಕಳ ಒಂದು ದೈಹಿಕವಾದ ಶಕ್ತಿಯ ಬಗ್ಗೆ ಎಚ್ಚರ ವಹಿಸ್ತೇವೆ ಹೊರತು ಅವರ ಸ್ಪಿರಿಚುವಲ್ ಎನರ್ಜಿ ಬಗ್ಗೆ ಯೋಚನೆ ಮಾಡೋದಿಲ್ಲ. ನಾವು ಸ್ಪಿರಿಚುವಲ್ ಎನರ್ಜಿ ಬರೋದು, ನಾವು ಯಾವ ಪದಾರ್ಥ ಕೊಟ್ಟರು ಸ್ಪಿರಿಚುವಲ್ ಎನರ್ಜಿ ಬರೋದಿಲ್ಲ, ಅದು ಬರೋದು ದೇವರಿಗೆ ಸಮರ್ಪಣೆ ಮಾಡಿದಾಗ ಮಾತ್ರ. ದೇವರಿಗೆ ಕೃಷ್ಣಾರ್ಪಣೆ ಅನ್ನದೇ ಹೋದರೆ ಎಂಥ ಭೂತಪೂರ್ವ ಪದಾರ್ಥವೂ ಕೂಡ ಭೌತಿಕ ವ್ಯಾಲ್ಯೂ ಮಾತ್ರ ತೋರಿಸ್ತದೆ ಹೊರತು ಅದು ಇದಾಗೋದಿಲ್ಲ. ಸಿಗ್ನೇಚರ್ ಮಾಡದೆ ಹೋದರೆ ಎಂಥ ಬಾಂಡ್ ಪೇಪರ್ ಟೈಪ್ ಮಾಡಿದ್ರು ಕೂಡ ಅದು ಪೇಪರ್ ಅಷ್ಟೇನೆ, ಸಿಗ್ನೇಚರ್ ಆದ ತಕ್ಷಣ ಸರ್ಟಿಫಿಕೇಟ್ ಆಗಿದೆ. ಅಲ್ಲಿವರಿಗೆ ಟೆಸ್ಟ್ ಒಂದು ಹೆಸರು ಬರೋದಿಲ್ಲ. ಅದಕ್ಕೆ ನಮ್ಮ ಸಿಗ್ನೇಚರ್ ವ್ಯಾಲ್ಯೂ ಗೊತ್ತಲ್ಲ, ನೈವೇದ್ಯದ ವ್ಯಾಲ್ಯೂ ಹಾಗೆ. ಕೃಷ್ಣಾರ್ಪಣಾನ್ನೇ ಅದರ ಕ್ವಾಲಿಟಿನೇ ಬೇರೆ. ಇಮ್ಮಿಡಿಯೇಟ್ ಆಗಿ ಭಗವಂತನಿಗೆ ಅರ್ಪಿತವಾಯಿತು ಅಂದರೆ ಅದಕ್ಕೆ ಹೊಸ ಶಕ್ತಿ ಬರ್ತದೆ, ಆ ಶಕ್ತಿನೇ ಸ್ಪಿರಿಚುವಲ್ ಎನರ್ಜಿ ಕೊಡು. ನಮಗೆ ಅದು ಮಿಸ್ಸಿಂಗ್ ಇತ್ತು. ಮಕ್ಕಳ ಜೀವಮಾನದಲ್ಲಿ ಒಂದು ದಿವಸವೂ ಕೂಡ ದೇವರ ನೈವೇದ್ಯವಿಲ್ಲದನ್ನು ಹಾಕಬೇಡಿ ಅಂತ ಶಾಸ್ತ್ರ ಹೇಳಿದರೆ ಬಹುಶಃ ಒಂದು ದಿವಸರೂ ದೈವೇದ್ಯ ಮಾಡಿ ಸಿಗೋದಿಲ್ಲ ಅವರಿಗೆ, ಅಂತ ಸ್ಥಿತಿ ಬೆಳೆಸಿರ್ತಾರೆ. ಒಂದೇ ದಿವಸ ಕೂಡ ದೇವರ ಹೆಸರು ಕೂಡ ಇರದಂತೆ ಬೆಳೆಸಿದರೆ, ದೇವ್ರ ಪೂಜೆ ಮಾಡಿದ ದಿವಸವೂ ಕೂಡ ಮಾಡದೇ ರೇರು, ಅವತ್ತು ಲೇಟ್ ಇವರು ಮಂತ್ರ ಪುಸ್ತಕ ನೋಡ್ಕೊಂಡು ಮಾಡಬೇಕಲ್ಲ, ಅಷ್ಟು ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ಬಿಟ್ಟಿರ್ತಾರೆ, ಅವತ್ತು ಯಥಾ ಪ್ರಕಾರ ಓಟ್ ಲೂಟನೇ ಆಗಬೇಕು ಅವರಿಗೆ. ತಪ್ಪದು, ಒಂದ್ಸತ್ ಕೊಟ್ಟು ನೋಡಿ ಅಂತ ಹೇಳ್ತಾರೆ. ಅದಕ್ಕೆ ಇದು ಕಥೆ ಮುಖ್ಯ ನಮಗೆ. ವಾದಿರಾಜ ಸ್ವಾಮಿಗಳು ಅಂತ ಎಂಥವರು ಅಂದ್ರೆ ಅವ್ರು ಹೇಗೆ ಬೆಳೆದ್ರು ಹಾಗೆ ಬೆಳೆಯೋದು ಅವರು. ಅವರಿಗೆ ಪ್ಲಸ್ ಅಲ್ಲ, ನಮಗೆ ಪ್ಲಸ್ ಪಾಯಿಂಟ್ಸ್ ಅವೆಲ್ಲ ಕೂಡ. ಅದು ನೋಡಿದವ್ರಿಗೆ ಒಳ್ಳೆ ಶೀಟು ಒಳ್ಳೆ ಪೆನ್ನು ಎಲ್ಲ ಯಾರಿಗೂ ಉಪಯೋಗ? ಸಾಮಾನ್ಯರಿಗೆ, ಬುದ್ಧಿವಂತರ ಆದವ್ರು ಯಾರು ಬರದಾಕ್ಬಿಡ್ತಾರೆ, ಬಿಡೋದಿಲ್ಲ. ಅದು ಏನು ಕೊಟ್ಟರು ರ್ಯಾಂಕ್ ತಗೋತಾನೆ. ಆದರೆ ಉಳಿದವರಿಗೆ ಐದೈದು ಮಾರ್ಕ್ ಎರಡೆರಡು ಮಾರ್ಕ್ ಎರಡಾಗುತ್ತಲ್ಲ ಆ ಟೈಪ್. ಅದು ನೀಟ್ ಹ್ಯಾಂಡ್ ರೈಟಿಂಗ್ ಮಾರ್ಕ್ಸ್ ಎಲ್ಲ ಸಾಮಾನ್ಯರಿಗೆ ಭಾರಿ ಕೌಂಟ್ ಆಗ್ತಾರೆ. ಅದು ನಮಗಿವೆಲ್ಲ ಭಾರಿ ಮುಖ್ಯ. ಅತ್ತಾದರೂ ಕೂಡ ದೇವರ ನೈವೇದ್ಯವನ್ನು ಮಾಡಿಲ್ಲ ಅಂತ ಕೊರಗಬೇಡಿ. ಯಾವುದೋ ಹಣ್ಣು ಕೊಟ್ಟರು, ಕೃಷ್ಣಾರ್ಪಣ ಅಂತ ಕೊಡಿ, ಅಷ್ಟೇನು ಭಾರಿ ಕಷ್ಟ ಅಲ್ಲ. ದೇವ್ರ ಮನೆಗೆ ಹೋಗಿ ಅಷ್ಟೆಲ್ಲ ಕಷ್ಟಪಡ್ಬೋದು. ದ್ವಾದಶ ಸ್ತೋತ್ರ ಪೂರ್ತಿ ಹೇಳೋಷ್ಟು ಟೈಮ್ ಬೇಕಾಗಿಲ್ಲ ನಿಮಗೆ. ಅದು ದೇವ್ರ ನೈವೇದ್ಯ ಮಾಡೋ ಹೇಳಿದ್ರೆ ಸಾಕು. ಉಳಿದಂತೆ ಮನಸ್ಸಲ್ಲಿ ಕೃಷ್ಣಾರ್ಪಣ ದೇವ್ರು ಬಿಡ್ತಾನೆ. ಮನದೊಳಗೆ ಸುಂದರ ಪದಾರ್ಥವ ನೆನೆದು ಕೊಡೆ ಹರಿಕತಾಮಸ ಹಿಡಿತಾನೆ. ಮನಸ್ಸಲ್ಲಿ ಅಂದ್ಕೊಂಡು ಕೊಟ್ಟರು ಸಾಕಂತೆ ದೇವ್ರು ತಗೊಂಡು ಬಿಡ್ತಾನೆ. ಅಷ್ಟನ್ನು ಕೊಟ್ಟು ನೋಡಿಬೇಕಾರೆ ಎಷ್ಟು ಮೈಂಡ್ ಚೇಂಜ್ ಆಗುತ್ತಾಗಲೇ. ನಮ್ಮ ಮಕ್ಕಳು ಮಾತು ಕೇಳೋದಕ್ಕೆ ತುಂಬ ಕೊರತೆರ್ತಾರೆ, ಅವ್ರ ಮಾತು ಇವ್ರ ಮಾತು ಕೇಳೋದಿಲ್ಲ ಅಂತೇಳಿ. ಏನು ಕಂಪ್ಲೇಂಟ್ ಮಾಡಬೇಡಿ, ಕೊಡೋದು ನೈವೇದ್ಯ ಮಾಡಿ ಕೊಟ್ಬಿಡಿ ಅಷ್ಟೇ, ಹೇಗೆ ವರ್ಕ್ ಮಾಡುತ್ತೆ ನೋಡಿ ಅಂತ ಹೇಳ್ತಾರೆ. ವರ್ಕ್ ಮಿರಾಕಲ್ ಮಾಡುತ್ತೆ. ಡಾಕ್ಟರ್ ಕೊಟ್ಟು ಇಂಜೆಕ್ಷನ್ ಎಂತ ಕೆಲಸ, ಹೈನಾಡು ಕೊಡಿ ಇಂಪ್ಲೇಂಟ್ ಸತ್ತೋಗಿರ್ತಾನೆ ಹೊರತಿಗಾಗಲೇ. ಅದೇನು ಕೊಟ್ಟರೆ ಸಾಕು, ತೆಗೆ ಹೊತ್ತಿ ಸತ್ತೋಗಿರ್ತಾನೆ ಆಗಲಿ. ಅವನು ಏನು ಗೊತ್ತಿಲ್ಲ ಯಾಕೆ ಸಾಯ್ತಾರೆ ಅದ್ರ ಶಕ್ತಿ. ಇವತ್ತು ನೈವೇದ್ಯಕ್ಕೆ ಶಕ್ತಿ ಇದೆ. ಸ್ಪಿರಿಚುವಲ್ ಎನರ್ಜಿ ಅಂದ್ರೆ ಯಾವ ಎನರ್ಜಿನೂ ಬೀಟ್ ಮಾಡೋಕ್ಕಾಗೋದಿಲ್ಲ. ಅದನ್ನು ಪ್ರತಿಯೊಂದು ಎನರ್ಜಿಗೂ ಎಂಡ್ ಇರ್ತದೆ. ಸ್ಪಿರಿಚುವಲ್ ಎನರ್ಜಿಗೆ ಎಂಡೇ ಇಲ್ಲ. ಯಾಕೆ? ಭಗವಂತ ಅದಕ್ಕೆ ಮೂಲ ಪ್ರೇರಕನಾದವನು ಭಗವಂತನಾದ್ರಿಂದಾಗಿನೇ ಆ ಥಿಂಕಿಂಗ್ ಪ್ರೊಸೆಸ್ಸೇ ಕಳ್ಕೊಂಡ್ಬಿಟ್ಟಿದ್ದೇವೆ ನಾವು. ಸ್ಪಿರಿಚುವಲ್ ಎನರ್ಜಿ ಎಂಬ ಹೊಸ ಒಂದು ಪದನ ಅದನ್ನು ಅರ್ಥ ಮಾಡಿಕೊಂಡ್ರೆ ಯಾವ ಸೈನ್ಸ್ ಬುಕ್ಕಲ್ಲೂ ಸಿಗಲ್ಲದು. ಯಾಕೆಂದ್ರೆ ಸ್ಪಿರಿಟ್ ಒಪ್ಪದೇ ಇಲ್ಲ, ಅದರಿಂದ ಅವರಿಗೆ ಅರ್ಥನೇ ಆಗೋದಿಲ್ಲ. ಈ ಪೊಟೆನ್ಷಿಯಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ ಎಲ್ಲ ಗೊತ್ತಾಗ್ತದೆ, ಈ ಸ್ಪಿರಿಚುವಲ್ ಎನರ್ಜಿ ಕಾನ್ಸೆಪ್ಟ್ ಅವರಿಗೆ ಗೊತ್ತಿಲ್ಲ. ನಮ್ಮ ವಿಜ್ಞಾನದ ಸಂಶೋಧನೆಗಳೆಲ್ಲ ದೇಹ ಬೆಳೆಸೋದು ಹೇಗೆ ಅಂತ ಹೇಳ್ತಾರೆ ಹೊರತು ದೇಹ ಬೆಳೆಸೋದು ಹೇಗೆ, ದೇಹ ಉಳಿಸೋದು ಹೇಗೆ ಅಷ್ಟೇ ಇದೆ. ಆದರೆ ಜೀವ ಬೆಳೆಸೋದು ಹೇಗೆ ಅಂತ ಯಾವುದು ಹೇಳೋದೇ ಇಲ್ಲ. ಆ ಬಯಾಲಜಿ ಅಂದ್ರೆ ಈ ಜೀವಶಾಸ್ತ್ರ ಅಲ್ಲ, ಬರೀ ಪ್ರಾಣಿಗಳ ಶಾಸ್ತ್ರ ಅಷ್ಟೇ ಹೊರತದು. ಈ ಜೀವಶಾಸ್ತ್ರ ಅಲ್ಲ, ಈ ಚೈತನ್ಯ ಅಂತ ಏನು ಕರಿತೇವಲ್ಲ, ಅದುಃಖ ಮಿತರತ್ ಸರ್ವಂ ಜೀವಾ ಏವತು ದುಃಖಿನಃ ತೇಷಾಂ ದುಃಖ ಪ್ರಹಾಣಾಯ ಶ್ರುತಿ ರೇಷಾ ಪ್ರವರ್ತತೆ ಇತಿ ಪರಮಶ್ರುತಿ ಅಂತ ಆಚಾರ್ಯರು ಕೋಟ್ ಮಾಡ್ತಾರೆ. ಈ ಜೀವನ ಬಗ್ಗೆ ಸ್ಟಡಿ ಮಾಡ್ತಕ್ಕಂಥದ್ದು ಭೌತಿಕ ವಿಜ್ಞಾನದ ವ್ಯಾಪ್ತಿಗೆ ಸೇರಿಲ್ಲ, ಅದರಿಂದಾಗಿನೇ ಇದನ್ನು ಅನುಭವಿಸ್ಬೇಕು ನಾವು. ಬೇರೆಯವರಿಗೆ ಚಾನ್ಸಸ್ಸೇ ಇಲ್ಲ, ಅದ್ರ ಬಗ್ಗೆ ಗೊತ್ತೇ ಇಲ್ಲ ಅವರಿಗೆ. ವಾದಿರಾಜ ಸ್ವಾಮಿಗಳಂಥವರ, ವ್ಯಾಸರಾಜರಂಥವರ ವಿಷಯ ಕೇಳಿದಾಗ ನಾವು ಪ್ರಯೋಗ ಮಾಡೋಕ್ಕಾರು ಉಪಯೋಗಿಸಲಿ, ಕೊನೆ ಪಕ್ಷ ನಾಲ್ಕು ದಿವಸ ಕೊಟ್ಟು ನೋಡಿ ಏನಾಗುತ್ತೆ. ಆಗ ನಿಜವಾದ ಅರ್ಥದಲ್ಲಿ ದೇವರಿದ್ದಾನೆ ಅದು ಒಪ್ಪಬೇಕಾಗತ್ತೆ ಅಂತ ಶಕ್ತಿ ಅದಕ್ಕಿದೆ. ಅದಕ್ಕೇನೆ ಮೆಡಿಕಲ್ ಸೈನ್ಸು ಫಿಸಿಕಲ್ ಸೈನ್ಸು ಕಂಬೈನ್ಡ್ ವಿತ್ ಸ್ಪಿರಿಚುವಲ್ ಸೈನ್ಸ್ ಇರ್ತದಲ್ಲ, ಅದು ಪರ್ಫೆಕ್ಷನ್ ಬರೋದಾಗ ಆಯಿತು. ಅಭೂತಪೂರ್ವ ರೀತಿಯಲ್ಲಿ ಪ್ರತಿ ಹಾಲು ಅಲ್ಲಿಂದನೇ ಸಪ್ಲೈ ಆಗಬೇಕು, ಅದನ್ನ ಅಭಿಷೇಕ ಮಾಡಿದ ಹಾಲು ಕುಡಿಸ್ಬೇಕು, ಬೆಳಿಬೇಕು. ಬೇರೆ ರೀತಿಯಲ್ಲಿ ಬೆಳವಣಿಗೆ ಇಲ್ಲ. ಮುಂದೆ 5 ವರ್ಷಕ್ಕೇನೆ ಶಾಸ್ತ್ರೋಕ್ತವಾದ ಸಂಸ್ಕಾರಗಳನ್ನು ಮಾಡಬೇಕು ಅಂತ ಎಷ್ಟು ಹೇಳ್ತಾರೋ ಅದೇ ಕಾಲಕ್ಕೆ ಮಾಡಬೇಕು. ತಡ ಆದರೆ ಪ್ರಯೋಜನ ಇಲ್ಲ. ಆಯಾ ಕಾಲಕ್ಕಾದರೆ ಸಂಸ್ಕಾರಕ್ಕೆ ಮಹತ್ವ ಇರೋದು. ಅದಕ್ಕೆ ಸಂಸ್ಕಾರ ಇವತ್ತು ಇಲ್ಲೇ ಇಲ್ಲ. ಫಸ್ಟ್ ಆಫ್ ಆಲ್ ಸಂಸ್ಕಾರನೇ ಇಲ್ಲ. ಯಾವುದೋ ಹುಡುಗ ಸಿಕ್ಕಿದ್ದ, ಹೆಸರು ಏನಪ್ಪ ಅಂತ ಕೇಳಿದರೆ ನಾಮಕರಣ. ನಾಮಕರಣನೇ ಆಗಿಲ್ಲ ಅಂತ ಹೇಳ್ಬಿಟ್ಟು ಹುಡುಗ ಚಿಕ್ಕ, ಯಾವುದೋ ಕಾರಣಕ್ಕೆ ನಾಮಕರಣ ಮಾಡಲೇ ಇಲ್ಲ ನನಗೆ. ಯಾರೋ ನೋಡಿದ್ರಂತೆ ಆ ಹೆಸರು ನೋಡ್ಬಿಟ್ಟು ತೋಚಿ ಅಂತ ಹೇಳಿದ್ರು ಅದೇ ಹೆಸರು ಬಂದಿದ್ದೀನಿ ನನಗೆ ಅಂತ ಹೇಳ್ಬಿಟ್ಟಪ್ಪ. ಅಷ್ಟರ ಮಟ್ಟಿಗೆ ಚಿಕ್ಕಂದಲ್ಲಿ ತಂದೆ ಬೇರೆ ಹೋದಂತೆ, ಯಾರು ಜವಾಬ್ದಾರಿ ಹೊರವರೇ ಇಲ್ಲ, ನಾಮಕರಣನೇ ಇಲ್ಲ ಅಂತ ಹೇಳಿದ. ಯಾವುದು ಧರ್ಮೋಪನಯನ ಆಯಿತು ಅಷ್ಟೇನೆ. ವಯಸ್ಸಾದರೂ ಕೂಡ ಅವನಿಗೆ ಯಾವಾಗ ತಿಳಿಬೇಕು ಇಲ್ಲಟ್ಟೆ, ಜಾತಕದ ಹೆಸರೇ ಇಲ್ಲ. ಯಾಕಂದ್ರೆ ಯಾರೂ ಗೊತ್ತಿಲ್ಲ ಅದನ್ನೇ ಪಾಪ. ಆತ ಅನಾಥನ ಅಲ್ಲ, ಆ ಕೇರ್ ಮಾಡೋರಿಲ್ಲ, ಉಳಿದವರು ಕೇರ್ ಮಾಡಲಿಲ್ಲ ಅಷ್ಟೇ. ಆ ರೀತಿ ಆಗಬಾರದು. ಒಳ್ಳೆ ರೀತಿಯಲ್ಲಿ ಸಂಸ್ಕಾರಗಳಾದರೆ ಒಳ್ಳೆ ಸಿದ್ಧಿ ಬರ್ತದೆ. ಅದರ ದುಷ್ಟ ಇದಕ್ಕೆಲ್ಲ ಅಂತ ಸಂಸ್ಕಾರಗಳಾಯಿತು. ಬಾಲ್ಯಲೆಗಳು ಕೂಡ ಅದ್ಭುತವಾಗಿಯೇ ಇತ್ತು. ಸೂರ್ಯ 12 ಗಂಟೆಯಿಂದ ಸುಳ್ಳಕ್ಕೆ ಶುರು ಮಾಡೋದಿಲ್ಲ, ಬೆಳ್ಕೊಳ್ಳಕ್ಕೆ ಶುರು ಮಾಡೋದಿಲ್ಲ. ಆಗಲೇ ಶುರುವುದಕ್ಕಿಂತ ಮುಂಚೆನೇ ಆಗಲೇ ಸೈನ್ಸ್ ಕಾಣಲಿಕ್ಕೆ ಶುರುವಾಗಿರ್ತದೆ ಆಗಲೇ. ಅದನ್ನೇ ಇವ್ರ ಬಗ್ಗೆ ಹೇಳ್ತಾರೆ. ತ್ರಿಕೋ ಪಂಡಿತಾಚಾರ್ಯ ಬಗ್ಗೆ ಹೇಳಬೇಕಾದ್ರೆ, ಕಲಭಾಷಣ ಏವ ಸೂರಿ ಪೋತಃ ಕವಿರಾಸೀದ್ ಅನವದ್ಯ ಪದ್ಯವಾದಿ. ಅವರ ಮಹಾಕವಿತ್ವದ ಸಾಮರ್ಥ್ಯ ಚಿಕ್ಕ ಮಗುವಾಗಿದ್ದಾಗ ತೊದಲ್ಲುಡಿ ಆಗಬೇಕಾದ್ರೆ ಕಾಣಿಸ್ತಿತ್ತಂತೆ. ಇವರಿದೆಲ್ಲ ಆ ಸಾಲಿನ ಜ್ಞಾನಿಗಳು ಇವರೆಲ್ಲ. ಆ ರೀತಿ ಆಯಿತು. ಮುಂದೆ ಉಪನಯನ ಆಯಿತು. 5 ವರ್ಷಕ್ಕೇನೆ ಒಳಪಲ್ಲಿ ಚಿಕ್ಕ ವಯಸ್ಸಿಗೆ ಉಪನಯನವಾದ ದಾಖಲೆ 3-4 ಜನ ಸಿಗುತ್ತೆ. ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜರು, ಉತ್ತಮ ಸ್ವಾಮಿಗಳು ಇಂಥವರೆಲ್ಲ ಆ ಸಾಲಿಗೆ ಸೇರಿದವರು. 5 ವರ್ಷಕ್ಕೆ ಉಪನಯನ ಆಗೋಯ್ತು. ಅಷ್ಟೊತ್ತಿಗೆ ಅವರು ಹೇಳಿದರು ಇನ್ನು ಮಠಕ್ಕೆ ಬಿಡಬೇಕು. ಉಪನಯನ ಅಂದ್ರೆ ಒಂದು ದೃಷ್ಟಿಯಿಂದ ಮನೆಯಲ್ಲಿ ಇಟ್ಕೋಬಾರದು. ಉಪನಯನ ಆದಮೇಲೆ ಸ್ಕೂಲಿಗೆ ಸೇರಿಸ್ಬೇಕು. ಮನೆಯಲ್ಲಿದ್ದರೆ ಏನು ಉಪಯೋಗ? ಸ್ಕೂಲ್ಗೆ ಹೋಗಿದ್ದಾರೆ ಅಂತ ಹೇಳಬೇಕು. ಸ್ಕೂಲಿಗೆ ಸೇರಿಸಿ ಸ್ಕೂಲ್ಗೆ ಹೋಗಿದ್ದಾರೆ ಅಂತ ಅರ್ಥ. ಉಪನಯನ ಆದಮೇಲೆ ಗುರುಕುಲದಲ್ಲಿ ಇರ್ತಾರೆ ಅಂತ ಅರ್ಥ ಆಗಬೇಕು. ಮತ್ತು ಮನೆಯಲ್ಲೇ ಇದ್ರೆ ಇಟ್ ಮೇನ್ಸ್ ನೋ ಡಿಫರೆನ್ಸ್. ದಾರ ಬರುತ್ತೆ, ಒಂದು ಎಕ್ಸ್ಟ್ರಾ ದಾರ ಬಂದೇ ಡಿಫರೆನ್ಸ್ ಬಿಟ್ಟರೆ ಇನ್ನೇನು ಅವನಿಗೆ ಗೊತ್ತಾಗೋದೇ ಇಲ್ಲ. ಅಲ್ಲಿ ಓದಬೇಕು ಅವನು ಹೋಗಿಬಿಟ್ಟು. ಅದಕ್ಕೆ ವಾಗೀಸ್ತೀರ್ಥರ ಹತ್ರನೇ ಬಿಟ್ಟು ಅಲ್ಲಿ ಪ್ರಾರಂಭವಾಯ್ತು. ಆರಂಭದ ಪಾಠ ಎಲ್ಲ ಶುರುವಾಯಿತು. ವಾಗೀಸ ತೀರ್ಥರು 3 ವರ್ಷ ಆಯ್ತು ಅಷ್ಟೇ. 8 ವರ್ಷಕ್ಕೇನೆ ಸನ್ಯಾಸನೇ ಕೊಟ್ಟುಬಿಟ್ರಂತಾಗಲೇ. ಶ್ರೀ ವಾದಿರಾಜ ತೀರ್ಥ ಅಂತ ಹೆಸರಿಟ್ಟು ಸನ್ಯಾಸನೇ ಕೊಟ್ಟುಬಿಟ್ರು. ಅಲ್ಲಿ ಪರೀಕ್ಷೆಯನ್ನು ಮಾಡಿದ್ರಂತೆ. ಇವತ್ತು ಬಹುಶಃ ಪರೀಕ್ಷೆ ಇಲ್ಲದೆ ಸಿಗೋ ಒಂದೇ ಒಂದು ಪೋಸ್ಟ್ ಅಂದ್ರೆ ಸನ್ಯಾಸ. ಇನ್ನು ಪರೀಕ್ಷೆ ಅಂದ್ರೆ ಏನು? ಫೇಲ್ ಆದವರಿಗೆ ಬಂದ ಸನ್ಯಾಸ ಆ ತರ ಆಗೋಗ್ಬಿಟ್ಟಿದೆ ಇವತ್ತಿನ ದಿವಸ. ಸನ್ಯಾಸ ಅಂದ್ರೆ ಪರೀಕ್ಷೆ ಮಾಡ್ಬೇಕಂತೆ. ಎಂಥ ಪರೀಕ್ಷೆ ಅಂದ್ರೆ ಹೇಳ್ತಾರೆ, ವಾಗೀಸ ತೀರ್ಥರು ಬುಡದ ಶಿಷ್ಯರನ್ನೆಲ್ಲ ಕರೆದು ಹೇಳಿದ್ರಂತೆ. ಒಂದು ಕಡೆಗೆ ಒಳ್ಳೆ ಕಲಸಕ್ರಿ ಗೋಗು ಅವೆಲ್ಲ ಮಠಗಳಲ್ಲಿ ವಿಶೇಷ ಏನಲ್ಲ, ಬಾದಾಮಿ ಗೋಡಂಬಿ ರಾಶಿ ರಾಶಿ ಹುಡುಗರಿಗೆಲ್ಲ ಕರೆದು ಭೂವರಾಹ ಈಗ ಸ್ವಲ್ಪ ಟೆಂಪ್ಟ್ ಮಾಡಿ ತಿಮ್ಮಣ್ಣ, ಇವ್ರು ಯಾರೂ ನೋಡೋದಿಲ್ಲ ತಿಮ್ಮಣ್ಣ ಅಂತ ಹೇಳ್ರಿ ಅಂತ ಹೇಳಿದ್ರಂತೆ. ಹುಡುಗರು ಇಂಥ ವಿಷಯ ಬೇರೆ ಬೇಗ ಹೇಳ್ತಾರೆ. ಹುಡುಗರು ಪಾಪ ಆಟ ಆಡ್ತಾ ಆಡ್ತಾ ಭೂವರಾಹ ಭಾಷೆಯಾಗಿದೆ, ಯಾರು ನೋಡೋರಿಲ್ಲ ಮಠದಲ್ಲಿ, ತಿನ್ನೋಣ ಬಾ ಅಂತ ಕರೆದ್ರಂತೆ. ತಕ್ಷಣ ಅವ್ರು ಹೇಳಿದ್ರು ಹಾಗೆಲ್ಲ ತಿನ್ನಬಾರ್ದು ಅಂತ ಹೇಳಿದ್ದಾರೆ. ಇದು ಜ್ಞಾನ. ಇದು ಕನಕದಾಸರು ಹೇಗೆ ಮಾಡಿದ್ರಲ್ಲ ಆ ಟೈಪ್. ಎಲ್ಲ ಕಡೆಗೂ ದೇವರಿದ್ದಾನೆ, ಅದು ದೇವರ ನೈವೇದ್ಯವಾಗಿಲ್ಲ ತಿನ್ನಬಾರದು, ಮತ್ತು ಗುರುಗಳಿಗೆ ಗೊತ್ತಿಲ್ಲ ತಿನ್ನಬಾರದು. ಇವತ್ತು ಇಲ್ಲಿದೆ ಕಾನ್ಸೆಪ್ಟ್, ಗೊತ್ತಿಲ್ಲ ಅಂದ್ರೆ ಮೊದಲು ತಿನ್ನಬೇಕು ಅಂತ ಅರ್ಥ. ಯಾಕಂದ್ರೆ ಗೊತ್ತೇ ಆಗೋದಿಲ್ಲವಲ್ಲ ಅವರಿಗೆ, ಆ ಥರ ಯೋಚನೆ ಮಾಡ್ತಾರೆ. ನಾವು ಗಮನಕ್ಕೆ ತರದೆ ತಿಂದರೆ ಸರ್ಕಾರದಲ್ಲಿ ಸ್ಯಾಂಕ್ಷನ್ ಆಗಿಲ್ಲ ಬಜೆಟ್, ಅದೇನಾದ್ರು ಖರ್ಚು ಮಾಡಿದ್ರೆ ಹಿಡ್ಕೊಂಡು ಹೋಗ್ತಾರೋ. ಅಲಾಟ್ ಆಗಿದ್ದು ಮಾತ್ರ ಹೇಗೆ ಖರ್ಚು ಮಾಡಬೇಕೊಂದು ಗೊತ್ತಿದೆ. ಗೌರ್ಮೆಂಟ್ ಅಂದಿರೋ ಪ್ರಿನ್ಸಿಪಲ್ ಎಲ್ಲ ಶಾಸ್ತ್ರ ಪ್ರಿನ್ಸಿಪಲ್ಲು, ನಮ್ಮ ಮನೆಯಲ್ಲಿ ಎಲ್ಲ ಅದು ವೈಲೇಟ್ ಮಾಡಿಬಿಟ್ಟಿದ್ದೇವೆ ಅಷ್ಟೇ. ದೊಡ್ಡವರ ಅನುಮತಿ ಇಲ್ಲದೆ ಉಪಯೋಗಿಸಾಗಿಲ್ಲ ಹಣವನ್ನ. ಒಂದು 10 ಪೈಸೆ ಎಕ್ಸ್ಟ್ರಾ ಖರ್ಚು ಮಾಡಿದ್ರೆ ಆನ್ಸರ್ ಕೊಡಬೇಕಾಗ್ತದೋ, ಬಜೆಟ್ ಅಲಾಟ್ಮೆಂಟ್ ಹ್ಯಾಕ್ ಕೊಟ್ಟಿ ಅಂತ ಕೇಳ್ತಾ. ಅದೇ ರೀತಿ ಗುರುಗಳು ಒಪ್ಪಿಲ್ಲ, ಗುರುಗಳಿಗೆ ಗೊತ್ತಿಲ್ಲ, ನಾವು ತಗೊಳ್ಳೋದಿಲ್ಲ. ದೇವ್ರ ನೈವೇದ್ಯವಾಗೆಲ್ಲ ಮುಟ್ಟಬಾರದು, ಅದನ್ನೆಲ್ಲ ವಾಚ್ ಮಾಡ್ತಾ ಇದ್ರು ರಾಗಿಸುತ್ತಿರ್ತಾರೆ. ಅವರಿಗೆ ಮಗನ ಮುಖ ನೋಡಿ ಎಲ್ಲ ನೋಡಿದಾಗಲೇ ಅರ್ಥ ಆಗಿತ್ತು. ಸ್ಟಿಲ್ ಜಗತ್ತಿಗೆ ಒಂದು ಪರೀಕ್ಷೆ ಮಾಡದೆ ಕೊಟ್ಟರಂತಾಗಬಾರ್ದಲ್ಲ, ಅದಕ್ಕಾಗಿ ಪರೀಕ್ಷೆಯ ಕ್ರಮ ತೋರಿಸಿಕೊಡ್ತಾರೆ. ಯಾರಿಗಿಂತ ವೈರಾಗ್ಯ ಇರ್ತದೆ, ಯಾರಿಗಿಂತ ಭಗವದ್ ದೀಕ್ಷೆ ಇರ್ತದೆ, ಅವರಿಗೆ ಸನ್ಯಾಸ ಕೊಡಬೇಕೆ ಹೊರತು ಇಲ್ಲವರು ಸನ್ಯಾಸನೂ ಹಾಳಾಗ್ತದೆ, ಅವರು ಹಾಳಾಗ್ತಾರೆ, ಸಮಾಜ ಅಂತೂ ಮೊದಲೇ ಹಾಳಾಗಿಬಿಡ್ತದೆ. 3 ದಿನ ನಾಶ ಆಗ್ತದೆ ಅದು ಗೊತ್ತಿಲ್ಲ ಅನೇಕರಿಗೆ. ಸನ್ಯಾಸ ಡ್ರೈವರ್ ಯಾರೋ ಪ್ಯಾಸೆಂಜರ್ ಹೆಚ್ಚು ಕಡಿಮೆ ಕೂತ್ಕೊಂಡ್ರೆ ಇವ್ರು ಟಿಕೆಟ್ ಹೆಚ್ಚು ಕಡಿಮೆ ಅಂದ್ರೆ ನಾಶ ಆಗ್ಬೋದು. ಡ್ರೈವರ್ ಅಲ್ಲದ ಡ್ರೈವರ್ ಕುಡಿಸ್ಬಿಟ್ರೆ ಗತಿ ಏನಾಗ್ತದಾಗ? ಬಸ್ನಲ್ಲಿ ಕೂತವರೆಲ್ಲ ಹೋಗ್ಬಿಡ್ತಾರೆ. ಒಬ್ಬ ಡ್ರೈವರ್ ಬಸ್ನಿಂದ ರೆಸ್ಪಾನ್ಸಿಬಿಲಿಟಿ ಅಷ್ಟೇ ಇರೋದು, ಮಠಾಧೀಶರಿಗೆ ಎಂಟೈರ್ ಸೊಸೈಟಿ ರೆಸ್ಪಾನ್ಸಿಬಿಲಿಟಿ ಇರ್ತದೆ ಗೊತ್ತಾ? ಮಠಾಧೀಶ ದಾರಿ ತಪ್ಪಿದ್ರು ಅಂದ್ರೆ ಎಂಟೈರ್ ಸೊಸೈಟಿ ಗಾನ್ ಅಂತ ಅರ್ಥ. ಅದು ಬ್ಲಾಸ್ಟ್ ಆದಾಗ ಲೆಕ್ಕ. ಈ ಬ್ಲಾಸ್ಟ್ ಅಂದ್ರೆ ಏನು? ಬಾಂಬ್ ಬ್ಲಾಸ್ಟ್ ಆದಾಗ ವ್ಯಕ್ತಿ ಸಾಯ್ತಾನಷ್ಟೇ, ಇಲ್ಲಿ ಸಂಸ್ಕೃತಿನೇ ಸತ್ತು ಹೋಗಿಬಿಡ್ತದೆ. ಒಂದು ಜನರೇಷನ್ ಫಿಲಾಸಾಫಿಕಲ್ ಸ್ಪಿರಿಚುಯಲ್ ಕಾನ್ಸೆಪ್ಟೇ ಹೊರಟೋಗಿಬಿಡ್ತದೆ. ಆದ್ದರಿಂದ ಸನ್ಯಾಸ ಅಂದ್ರೆ ಬಹಳ ಅತ್ಯಂತ ಜವಾಬ್ದಾರಿಯುತವಾದ ಸ್ಥಾನ. ಅದಕ್ಕೆ ಪರೀಕ್ಷೆ ಮಾಡಿ ಕೊಟ್ಟರಂತೆ. 8 ವರ್ಷಕ್ಕೆ ಕೊಡಬೇಕಾದ್ರೆ ಎಷ್ಟು ವಿಚಾರಿಸಿರಬೇಕು ಅವರು, ಅವರು ಮಾಡಿದ್ದೆಲ್ಲ ಸರಿ ಅನ್ನೋದಕ್ಕೆ ಇವತ್ತಿನ ವಾದಿರಾಜ ಸ್ವಾಮಿಗಳ ಇತಿಹಾಸ ಸಾಕ್ಷಿ ಆಗ್ತದೆ. ಸೊ 8 ವರ್ಷಕ್ಕೆ ಸನ್ಯಾಸ. ಅವರು ಅಷ್ಟೇ ಇದ್ದಿದ್ದು 120 ವರ್ಷ ನೆನಪಿಟ್ಕೊಳ್ಳಿ. 112 ವರ್ಷಗಳ ಸನ್ಯಾಸ, 112 ವರ್ಷಗಳ ಸನ್ಯಾಸ, ಅದರ ರೆಕಾರ್ಡ್ ಸನ್ಯಾಸ ವಾದಿರಾಜ ಸ್ವಾಮಿಗಳು. 112 ವರ್ಷಗಳ ಸನ್ಯಾಸದಲ್ಲಿ ಒಂದು ಚೂರು ಕಲಂಕ ಇಲ್ಲ, ಅದು ಇನ್ನೂ ಆಶ್ಚರ್ಯ. ಒಂದು ಚೂರು ಕಲಂಕದ ಹೆಸರಿಲ್ಲ. ಕಲಂಕ ಅನೇಕ ರೀತಿ ಬರ್ತದೆ, ಕೊನೆಗೆ ಆಚಾರ ಲೋಪ ಆಗೋದು ಕಲಂಕ ಕೊನೆ ಪಕ್ಷ, ಅದು ಕೂಡ ಇಲ್ಲ. ವೃಂದಾವನ ಪ್ರವೇಶ ಮಾಡೋ ದಿವಸ ಕೂಡ ಅಷ್ಟೇ ಪರ್ಫೆಕ್ಟ್ ಆಗಿ ದೇಹವನ್ನು ಉಳಿಸಿಕೊಂಡಿದ್ದವರು, ಧರ್ಮವನ್ನು ಪಾಲನೆ ಮಾಡಿದ ಮಹಾನುಭಾವರು ವಾದಿರಾಜ ಸ್ವಾಮಿಗಳು. ಅಂಥವರ ಚರಿತ್ರೆ ಕೇಳುವುದು, ಹೆಸರು ಹೇಳೋದೇ ನಮ್ಮ ಜೀವನದ ಪರಮ ಸಾರ್ಥಕ್ಯ ಅಂತ ಹೇಳಿದ್ದಾರೆ. ಅಂತ ಮಹಾನುಭಾವರು 8 ವರ್ಷದ ಸನ್ಯಾಸ ಆದಮೇಲೆ ಇನ್ನೂ ಅಧ್ಯಯನ ಮುಂದುವರಿತು. ಆರಂಭದ ಅಧ್ಯಯನಕ್ಕೆ ಸ್ವತಃ ವಾಗೀಶ ತೀರ್ಥರ ಜೊತೆಗೆ ಇನ್ನೊಬ್ಬರು ಇದ್ರೆ ವಿದ್ಯಾರ್ಥಿ ತೀರ್ಥರು ಅಂತ ಒಬ್ಬರು ಇದ್ರೆ, ಅವ್ರು ಬಿಡಿ ಸನ್ಯಾಸಿಗಳು, ಪೀಠಕ್ಕೆ ಬಂದವರಲ್ಲ ಅವರು, ಅವರು ಬಿಡಿ ಸನ್ಯಾಸಿಗಳಾಗಿದ್ದವರು. ಅವರಲ್ಲಿ ಇದಾಯ್ತು, ಅದನ್ನ ಯುಕ್ತಿ ಮಲ್ಲಿಕಾದಲ್ಲಿ ಅವ್ರ ಹೆಸರು ಹೇಳ್ತಾರೆ ವಾದಿರಾಜ ಸ್ವಾಮಿಗಳು. ವಿದ್ಯಾನಿಧಿಯ ಮುನ್ಯಾದೇಹಿ ಅಂತ ಹೇಳ್ತಾರೆ. ವಿದ್ಯಾನಿಧಿ ಗುರೋರ್ ಗುರೋಹು ಅಂತ ಹೇಳಬೇಕಾದ್ರೆ ವಿದ್ಯಾನಿಧಿಗಳೊಬ್ರು ವಾಗೀಶ ತೀರ್ಥರು ಇಬ್ಬರ ಹೆಸರನ್ನ ಹೇಳ್ತಾರೆ. ಅಂದಮೇಲೆ ಅವ್ರು ಬಿಡಿ ಸನ್ಯಾಸಿಗಳು, ಅಂಥವ್ರ ಹೆಸರು ವಾದಿರಾಜ ಸ್ವಾಮಿ ಬಿಟ್ಟೇ ಇಲ್ಲ ನೆನಪಿರಬೇಕು. ಅವ್ರು ಮಹಾ ಏನ್ ಹೇಳಿಕೊಟ್ಟಿರ್ಬೋದು, ಮುಂದೆ ಹೋದ್ರೆ ವ್ಯಾಸರಾಜರ ಹತ್ರ ಓದ್ತಾರೆ, ಅವ್ರ ಹೆಸರು ಬಿಡಲಿಲ್ಲ. ಅವ್ರು ಬಿಡಿ ಸನ್ಯಾಸಿಗಳನ್ನ ಕಾರಣಕ್ಕೆ ಬಿಡಬಹುದಾಗಿತ್ತು ಬೇಕಾದ್ರೆ, ಅಥವಾ ಮೈನರ್ ಫಿಗರ್ ಅಂತ ಬಿಡಬಹುದಾಗಿತ್ತು, ಬಿಡೋದಿಲ್ಲ. ಅದು ಯಾವುದೋ ಗ್ರಂಥದಲ್ಲಿ ಹೇಳಿ ಕ್ರಾಸ್ ರೆಫರೆನ್ಸ್ ಕೊಡಲಿಲ್ಲ. ಅವರ ಮಾಸ್ಟರ್ ಪೀಸ್ ಯುಕ್ತಿ ಮಲ್ಲಿಕ ಅದರಲ್ಲಿ ಮೆನ್ಷನ್ ಮಾಡ್ತಾರೆ, ವಿದ್ಯಾನಿಧಿ ಗುರೋರ್ ಗುರು ಸುತೋತ್ತಮ ತೀರ್ಥರು ವ್ಯಾಖ್ಯಾನದಲ್ಲಿ ಬರ್ತಾರೆ. ವಿದ್ಯಾನಿಧಿ ಮುನ್ಯಾದೇಹೆ, ವಿದ್ಯಾನಿಧಿಗಳು ಅಂತ ಹೆಸರೇ ಅದು. ಕೆಲವರು ಅಜೆಕ್ಟಿವ್ ಮಾಡಕ್ಕೆ ಟ್ರೈ ಮಾಡ್ತಾರೆ, ವಾಗಿಸ್ತಿರ್ತಾರೆ ಅಲ್ಲ, ಅವರ ಹೆಸರೇ ಜ್ಞಾನಿಗಳಿದ್ರು ಅಂತ ಹೇಳ್ತಾರೆ. ಅವರ ಚರಿತ್ರೆಯಲ್ಲಿ ಬರ್ತದೆ, ಅವ್ರ ವಿಷಯ ಎಲ್ಲ ಹೇಳ್ತಾರೆ. ಬಿಡಿ ಸನ್ಯಾಸಿಗಳಾಗಿದ್ದು ಅವ್ರ ವಿಷಯ ಅಂಥವ್ರ ಹತ್ರ ಓದಿದ್ರಂತೆ, ನೆನಪಿಟ್ಕೊಂಡಿರ್ಬೇಕು. ಅವ್ರ ಹತ್ರ ಓದಿ ವಾದಿರಾಸೋಳು ದೊಡ್ಡವರಾದರೂ ಮಾತಾಡ್ಕೊಳ್ಳೋದಕ್ಕೆ ಹೋಗಬಾರದು. ಯಾವ ದೊಡ್ಡ ಜ್ಞಾನಿಗಳು ಕೂಡ ಬರೀ ಯಾರ ಒಬ್ಬಿಬ್ಬರ ಹತ್ರ ಓದಿ ಜ್ಞಾನ ಪಡೆದವರಲ್ಲ ಅವರು, ಅನೇಕ ಜನ್ಮಗಳ ಸಾಧನೆಯ ಫಲ. ಭಗವಂತ ಗೀತೆಯಲ್ಲಿ ಹೇಳ್ತಾನಲ್ಲ, ಅನೇಕ ಜನ್ಮ ಸಂಸಿದ್ಧ ತಥೋಯಾತಿ ಪರಾಂ ಗತಿ. ಇವರೆಲ್ಲ ನೆಪವಾಗ್ತಾರೆ ಹೊರತು ನಿಜವಾದದ್ದು ಅವರ ವಿಶಿಷ್ಟ ಹಿರಿಮೆ ಹರಿವಾಯುಗಳ ಅನುಗ್ರಹ ಮುಖ್ಯವಾಗಿ. ಅದನ್ನು ಪಡೆದರಂತೆ ವಾಗಿಸ್ತೀರ್ಥರಿಗೆ ಭಾರಿ ಖುಷಿಯಾಯಿತು. ಅದರಿಂದ ಎಷ್ಟು ವಿಶಿಷ್ಟ ಸ್ಥಿತಿ ಬಂತು ಅಂದರೆ, ಇಡೀ ಉಡುಪಿ ಇತಿಹಾಸದೊಳಗೆ ಶ್ರೀಮದ್ ಆಚಾರ್ಯರಾದ ಮೇಲೆ ಇಡೀ ಒಂದು ಸಮಾಜದ ಮೇಲೆ ಎಲ್ಲ ರೀತಿಯಲ್ಲೂ ಪ್ರಭಾವ ಬೀರಿದವರು ಅಂದರೆ ವಾದಿರಾಜ ಸ್ವಾಮಿಗಳು. ಅಂಥ ದಾಖಲೆ ಮತ್ತೊಂದು ಕಾಣೋದಿಲ್ಲ. ಅಂದರೆ ಅವರು ಮಾಡಿದ ದೈವಿಕವಾದ ಹಿನ್ನೆಲೆಯಲ್ಲಿ ಅವರು ಅವತರಿಸಿದ್ರು ಎಂಬುದಕ್ಕೆ ದೊಡ್ಡ ಸಾಕ್ಷಿಯಾಗಿ ಬಂತು. ಮುಂದೆ ಯಾರೂ ಕೂಡ ಅಷ್ಟು ಪ್ರಭಾವಿಗಳು ಅನಿಸಲಿಲ್ಲ ಅಂತ ಹೇಳಿದರೆ, ವಾದಿರಾಜ ಸ್ವಾಮಿಗಳ ಬಗ್ಗೆ ಎಷ್ಟು ಅಪೂರ್ವವಾದಂಥ ಒಂದು ಹರಿವಾಯಿಗಳ ವಿಶಿಷ್ಟವಾದ ಅನುಗ್ರಹ ಸನ್ನಿಧಿ ಇದೆ ಅಂತ ಗೊತ್ತಾಗ್ತದೆ. ಕಷ್ಟ ಮಾಡಿ ಮುಂದೆ ವಾಗೀಶ ತೀರ್ಥರವರನ್ನು ವ್ಯಾಸರಾಜರತ್ರ ಕಳಿಸಿಕೊಡ್ತಾರೆ. ಅಲ್ಲಿ ಇದಕ್ಕೆ ಬರ್ತಾರೆ. ಇದು ಒಂದು ಸಂತೋಷನೇ. ವಾದಿರಾಜ ಸ್ವಾಮಿಗಳು ಅನೇಕ ವರ್ಷಗಳ ಕಾಲ ವಿಜಯನಗರ ಪ್ರಾಂತದಲ್ಲಿದ್ದವರು. ಅವರಿಗೆ ಎರಡೂ ಸಂಪರ್ಕರು ಬಂತು. ಅಲ್ಲಿ ಅವತಾರ ಮಾಡಿದ ಪ್ರಾಂತ ಎಲ್ಲ ಅಲ್ಲಿ, ಮುಂದೆ ಅನೇಕ ಕಾಲ ಇದ್ದಿದ್ದು ಇಲ್ಲಿ. ಆದ್ದರಿಂದಾಗಿನೇ ಇವತ್ತಿಗೂ ಕೂಡ ವಾದಿರಾಜ ಸ್ವಾಮಿ ಎಲ್ಲ ಕಡೆ ಮನ್ನಣೆ ಗಳಿಸಿದ ಸ್ವಾಮಿಗಳು. ಅಲ್ಲೂ ಅವರಿಗೆ ಗೌರವ ಇದೆ, ಈ ಕಡೆಯೂ ಸಾಕಷ್ಟು ಗೌರವ ಇದೆ. ಆ ರೀತಿ ನಡೆದೋಯಿತು. ಅವರು ಮನೆಯಿಂದ ಹೇಗೆ ಹೊರಗುಟ್ಟಿದ್ರೋ, ಆ ಸೌತ್ಕೇರದ ಹೊರಗೆ ಬಂದ ವೃಂದಾವನಸ್ಥರ ಆದರು ಕೊನೆಗೆ ಅವರು. ಬಹುಶಃ ಉಡುಪಿಯ ಅತ್ಯಂತ ಪ್ರಸಿದ್ಧ ಸ್ವಾಮಿಗಳಲ್ಲಿ ಉಡುಪಿಯ ಹೊರಗೆ ಘಟ್ಟದ ಮೇಲೆ ಇರತಕ್ಕಂಥ ಪ್ರಸಿದ್ಧ ವೃಂದಾವನ ವಾದಿರಾಜ ಸ್ವಾಮಿಗಳು. ಮನೆಯಿಂದ ಹೊರಗೆ ಇಲ್ಲಿ ಅವರು ಬರ್ತು, ಇದರಿಂದನೇ ಹೊರಗೆ ಬಂದರು ಪೂರ್ತಿಯಾಗಿ. ಅಷ್ಟು ವ್ಯಾಪಕವಾದಂಥ ಹಿರಿಮೆಯನ್ನು ಸಂಪಾದನೆ ಮಾಡ್ತಾರೆ, ಅನೇಕರಿಗೆ ಸಂಚಾರವನ್ನು ಮಾಡ್ತಾರೆ. ಅಲ್ಲಿದ್ದಾಗಲೇ ವ್ಯಾಸರಾಜರ ಕಾಲಕ್ಕೇನೆ ಅನೇಕ ರೀತಿಯಲ್ಲಿ ವಿಜಯನಗರದ ಅರಸರ ಹಿರಿಮೆಯನ್ನು ಸಂಪಾದಿಸ್ತಾರೆ. ಒಂದು ಕಾಲಕ್ಕೆ ವಿಜಯನಗರದಕ್ಕೆ ದಾರಿದ್ರ್ಯ ಬಂದಿತ್ತಂತೆ. ವ್ಯಾಸರಾಜರ ಅನುಗ್ರಹದಿಂದ ಪರಿಹಾರ ಆಗ್ತಾನೆ ಇತ್ತು. ಒಬ್ಬ ವ್ಯಾಸರಾಜರು ಆ ದಾರಿದ್ರ್ಯ ಪರಿಹಾರ ಮಾಡೋ ಅವಕಾಶವನ್ನ ವಾದಿರಾಜ ಸ್ವಾಮಿಗಳಿಗೆ ಒಪ್ಪಿಸಿದ್ರಂತೆ, ನೀವು ಮಾಡಿ ಅಂತ ಹೇಳಿದ್ದಾರೆ. ಅಂದ್ರೆ ಎಂಥ ಯುದ್ಧ, ಅನೇಕ ಯುದ್ಧಗಳನ್ನು ಮಾಡಿದವರು ವಿಜಯನಗರದ ಅರಸರಗಳು, ರಾಜ್ಯವನ್ನು ಬಹಳಷ್ಟು ಬೆಳೆಸಿದವರು. ಆದರೆ ಆ ಸಂಪತ್ತು ಅವರಿಗೆ ಅಷ್ಟು ಸಾಕಾಗಲಿಲ್ಲ, ಇನ್ನೂ ಸಂಪತ್ತು ಬೇಕಾಗಿತ್ತು. ಆ ಸಂಪತ್ತಿನ ಮೂಲವನ್ನಾಗಿ ಇವರು ಏನು ತೋರಿಸಿದ್ರಂತೆ, ಆ ನದಿ ಆ ಕಡೆಗೆ ಒಂದು ಬೆಟ್ಟ, ಬೆಟ್ಟದಲ್ಲಿ ಗುಹೆ ಇದೆ, ಕರ್ಕೊಂಡು ಹೋಗ್ತೇನೆ ಅಂತ ಹೋದ್ರಂತೆ. ಹೋಗಿ ಒಂದು ಕಡೆ ತೆಗೆದು ನೋಡಿದರೆ ಸಂಪತ್ತಿನ ರಾಶಿ ಇತ್ತಂತೆ. ಅದನ್ನು ವಾಲಿ ಭಂಡಾರ, ಸುಗ್ರೀವ ಭಂಡಾರ ಅಂತ ಕರೀತಾರೆ. ಒಂದು ದೃಷ್ಟಿಯಿಂದ ರಾಮಾಯಣವನ್ನು ಸತ್ಯ ಅಂತ ತೋರಿಸಿದ ದಾಖಲೆ ಕೂಡ ಆಯ್ತದೆ. ರಾಮಾಯಣದ ಕಥೆ ಎಂಬುದು ಕಲ್ಪನೆ ಕಾಲ್ಪನಿಕ ಅಲ್ಲ, ಅದು ಸತ್ಯ. ಅಂದರೆ ಸಂಪತ್ತು ಅರಸರೇ ಸಿಕ್ತು, ಜ್ಞಾನ ಸಂಪತ್ತು ಪರಂಪರೆ ಸಿಕ್ತು, ಆ ರೀತಿ ಮಾಡ್ತಾರೆ. ರಾಮಾಯಣದ ಕಥೆ ಕಟ್ಟು ಕಥೆಯಲ್ಲ, ಮೊದಲು ನಿದರ್ಶನ. ಅಪಾರ ಸಂಪದ್ಭರಿತವಾದ ರಾಜ್ಯವಾಗಿತ್ತು. ಅದರಲ್ಲಿ ತಗೋ ಅಂತ ಹೇಳಿದರಂತೆ. ರಾಜನಿಗೆ ಆಶ್ಚರ್ಯವಾಯಿತಂತೆ. ಆಗ ಹೇಳಿದ್ರೆ ಪ್ರಾರ್ಥನೆ ಮಾಡಿದಂತೆ, ಸ್ವಾಮಿ ನೀವು ಸ್ವಲ್ಪ ತಗೊಳ್ಳಿ ಇದರಲ್ಲಿ ಅಂತ ಕೇಳಿದರೆ ನಮಗೆ ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಇದು ತ್ಯಾಗ ಇತ್ತು. ಅವತ್ತೆ ತಾವು ಕೆಲವು ತಗೊಂಡೇ ಕೊಡ್ತಾರೆ, ಕೆಲವರು ಕೊಡಬೇಕಾದ್ರೆ ತಮ್ಮ ಪಾಲು ತಗೊಂಡೇ ಕೊಟ್ಬಿಡೋದು ಪದ್ಧತಿ ಇರ್ತದೆ. ಆದರೆ ವಾದರಾಜರು ಕಣ್ಣೆತ್ತಿ ನೋಡಲಿ ನಮಗೆ ಬೇಕಾಗಿಲ್ಲ ಅಂತ ಕೇಳಿದಾಗ ಕೊನೆಗೆ ತುಂಬ ಕೇಳಿಕೊಂಡಾಗ ಎರಡು ಪ್ರತಿಮೆಗಳು ತಗೊಂಡ್ರಂತಷ್ಟೇ. ವಾಲಿಕರಾರ್ಚಿತ, ಸುಗ್ರೀವಕರಾರ್ಚಿತವಾದ ವಿಠಲ ರಾಮ ಪ್ರತಿಮೆಗಳನ್ನು ತಗೊಂಡ್ರಂತೆ. ಇವತ್ತು ಮಠದಲ್ಲಿ ನಿತ್ಯ ಪೂಜೆಯ ಸಾಲಿ ಸೇರುತ್ತೆ. ರಾಮಾಯಣದ ಕಾಲದಲ್ಲಿ ದೇವರ ಪೂಜೆ ಇದ್ದಿದ್ದು, ರಾಮದೇವರು ಸ್ವತಃ ವಾಲಿ ರಾಮದೇವರ ಭಕ್ತನಾಗಿದ್ದು, ಅದೆಲ್ಲ ಕೂಡ ರುಜುವಾತಾಗ್ತಕ್ಕಂಥ ಭಾಗ. ಇವೆಲ್ಲ ಕೇಳಿ ಮಠದ ದೇವರು ನೋಡಿದಾಗ ಎಲ್ಲ ಅರ್ಥ ಆಗ್ತದೆ. ನಾವೇನು ಕೇಳಿರ್ತೇವೆ ಅದಿಷ್ಟು ಪ್ರಾಕ್ಟಿಕಲಿ ಕಾಣಲಿಕ್ಕೆ ಅವಕಾಶ ಸಿಗುತ್ತೆ ಎಂಬುದನ್ನು ನೆನಪಿಸ್ಕೋಬೇಕು. ಆ ರೀತಿ ಅನೇಕ ಪ್ರಸಂಗಗಳನ್ನು ಮಾಡ್ತಾ ಇದ್ದಾಗ ಒಂದು ಘಟನೆ, ಚಿಕ್ಕಂದಿನಲ್ಲಿ ಇದ್ದಾಗಲೇ ಒಂದು ಘಟನೆ ನಡೀತಂತೆ. ಅದು ಪ್ರಾಯ ನಡೆದಿದ್ದು ಅಲ್ಲೇನೆ, ಹಂಪಿ ಪ್ರಾಂತದಲ್ಲೇನೆ. ಒಂದು ಸಾಧನೆ ದ್ವಾಸ ದಿವಸ ವ್ಯಾಸರಾಜರು ವಾದಿರಾಜ ಸ್ವಾಮಿಗಳಿಗೆ ತೀರ್ಥಕ್ಕೆ ಬನ್ನಿ ಅಂತ ಹೇಳಿ ಕಳಿಸ್ತಾರೆ. ಅದು ಗುರುಗಳಿಗೆ ವಿಶೇಷವಾದ ಮಹತ್ವ. ತಕ್ಷಣ ಅವ್ರೇನು ಮಾಡಿದ್ರು, ಅವತ್ತಿನ ದಿವಸ ಹರಿವಾಣ ಸೇವೆಯೆಲ್ಲ ಮುಗಿಸಿ ಜಾಗರಣೆ ಮಾಡಿ, ಏಕಾಚಿ ಜಾಗರಣೆ ಆಯಿತು, ಹರಿವಾಣ ಸೇವೆ ಮುಗಿತು. ಅಷ್ಟೊತ್ತಿಗೇನಾಯಿತು, ಗುರುಗಳು ಕೇಳಿ ಕಳಿಸಿದ್ದಾಯ್ತು. ಇನ್ನು ಸ್ನಾನ ಆಗಿರೋಕೆ ಯಾವುದೋ ಅವಕಾಶವೇ ಇಲ್ಲ. ಗುರುಗಳನ್ನು ಕಾಯಿಸಬಾರ್ದು, ಗುರುಗಳನ್ನು ಕಾಯಿಸಬಾರ್ದು. ಇದು ಒಂದು ಇನ್ನು ವಾದಿರಾಸಗಳು ಕಲಿಬೇಕಾದ ಪಾಠ ಇದು. ಕಾಯಿಸೋದ್ರಿಂದ ಪುಣ್ಯ ಹಾನಿಯಾಗ್ತದೆ, ನೆನಪಿರಬೇಕು. ಇಲ್ಲೇನೋ ಒಂದು ಗಂಟೆ ಕಾಯಿಸ್ತಾರೆ, ಎತ್ತಿಗಳನ್ನು ಕಾಯಿಸಿಬಿಟ್ರೆ ಇಲ್ಲಿ ಕಾಯಿಸಿದ ಒಂದು ನಿಮಿಷ ಎರಡು ನಿಮಿಷ ಅಷ್ಟೇ, ಜನ್ಮಾಂತರಕ್ಕೆ ಎಷ್ಟೋ ವರ್ಷಗಟ್ಟಲೆ ಯಾವುದೋ ಡ್ಯೂ ಬಂದು ನಿಂತು ಹೋಗಿಬಿಡುತ್ತೆ ಅವನಿಗಾಗಲೇ. ಯಥೋದತ್ತ ಅನಂತಕಂ ಇರುತ್ತಲ್ಲ, ಎತಿಗಳಿಗೆ ಮಾಡಿದಂಥ ಯಾವುದೇ ವಿಳಂಬ ಕೂಡ ನಮಗೆ ಜನ್ಮ ಜನ್ಮಕ್ಕೆ ಕಾಡತಕ್ಕಂಥ ಒಂದು ದೊಡ್ಡ ದ್ರೋಹ ಆಗ್ತದೆ. ಆದ್ದರಿಂದ ನಮ್ಮಿಂದ ನಾವು ಅವರಿಗೆ ಕಾಯಾಗಬೇಕು ಹೊರತು ಅವ್ರು ನಮಗೆ ಕಾಯಾಗಬಾರ್ದು. ಇದರಿಂದ ಕಲಿಬೇಕಾದ ಪಾಠ ಇದು. ತಕ್ಷಣ ಅವ್ರು ಏನು ಮಾಡಿದರು, ಸ್ನಾನ ಕೂಡ ಮಾಡಿಲ್ಲ ಅವರು, ಸೀದಾ ಬಂದೇ ಬಿಟ್ಟರೆ ಕೈ ತೀರ್ಥ ಕೈ ಚಾಚಿದ್ರಂತೆ. ಆದರೆ ವಾದಿರಾಜ ಅವರು ಸ್ನಾನ ಮಾಡಿದ್ರು ಬಿಟ್ಟಿದ್ರು ಗೊತ್ತಾಗಲಿಲ್ಲ, ಯಾಕೆಂದ್ರೆ ವರ್ಚಸ್ಸಾಗಿತ್ತು ಅವ್ರದ್ದು. ಸ್ನಾನ ಮಾಡಿದ್ರಷ್ಟು ಹಾಗೆ, ಕೆಲವು ಸ್ನಾನ ಮಾಡಿದ್ರಷ್ಟೇ ಬಿಟ್ಟಿರೋಷ್ಟು ಹಾಗೆ ಇರ್ತಾರೆ. ಮೊದಲಿದ್ದಷ್ಟೇ ಹೋಪ್ಲೆಸ್ ಆಗಿದ್ರೆ ಉಪಯೋಗ ಇಲ್ಲ. ಇವ್ರು ಹಾಗಲ್ಲ, ಸ್ನಾನ ಮಾಡದೇ ಹೋದ್ರು ಸ್ನಾನ ಮಾಡಿದಷ್ಟೇ ವರ್ಚಸ್ಸುಗಳೇ ಕಾಣಿಸ್ತಿತ್ತು. ವ್ಯಾಸರಾದ್ರಂತ ಜ್ಞಾನಿಗಳು ತೀರ್ಥ ಕೊಟ್ಟೇ ಬಿಟ್ರು. ಉಳಿದವ್ರಿಗೆ ಯಾರಿಗೂ ಅರ್ಥ ಆಗಲಿಲ್ಲ. ಒಬ್ಬ ಶಿಷ್ಯ ಮಾತ್ರ ನೋಡಿದ್ದಂತ ಅವ್ರ ಜೊತೆಗಿದ್ದವನು, ಓನ ಗುರುಗಳು ಸ್ನಾನ ಆಗಿದ್ದಲ್ಲಿ ಆಗಿ ತೀರ್ಥ ತಗೊಂಡ್ರು. ಇದು ದೊಡ್ಡ ಪಾಯಿಂಟ್. ಕೆಲವು ಶಿಷ್ಯರು ಹುಟ್ಟಿರೋದೇ ಅದು ಕೊಟ್ಟಿರ್ತಾರೆ, ಪಾಪ ತಮ್ಮನವ್ರು ವಾಚ್ ಮಾಡಿ ಇನ್ನೊಬ್ಬರು ವಾಚ್ ಮಾಡೋದೇ ಅಭ್ಯಾಸ. ಅಷ್ಟೇ ಇಲ್ಲ, ಅದನ್ನ ದುರುಪಯೋಗ ಮಾಡಿಕೊಂಡು ಸಮಾಜ ಹಾಳು ಮಾಡಿಬಿಡ್ತಾರೆ. ಇದು ಅಂತ ಶಿಷ್ಯ ಅಲ್ಲ, ವಿಚಿತ್ರ ಶಿಷ್ಯ ಈತ. ಯಾಕೆ ತಗೊಂಡ್ರು ಶಿಷ್ಯ? ಯಾರೋ ಯಾರೋ ಸಾವಿ, ಇವತ್ತೇನು ಹೊಸ್ತಲ್ಲ ಬಿಡಿ, ಏನಾನ ಮಾಡಿಬಿಡ್ತಾರೆ. ಆದರೆ ಇಂಥ ದೊಡ್ಡ ಜ್ಞಾನಿಗಳು ಹೇಗಾಗಿ ತಗೊಂಡ್ರು ತೀರ್ಥನ? ಏನ್ ಮಾಡ್ತಾರೆ ನೋಡೋಣ ಅಂತ ಇದ್ದ. ತೀರ್ಥ ತಗೊಂಡ್ರು ಊಟನೂ ಮುಗಿಸಿಬಿಟ್ರು, ಹಾಗೆ ಜೊತೆಗೆ ಊಟನೂ ಮುಗಿಸಿ ಆಯ್ತು. ಏನಿದು ಆಶ್ಚರ್ಯ ಅಂತ, ಏಕಾದಶಿ ಅಂತ ವ್ರತ, ದ್ವಾದಶಿ ಪಾಲನೆ ಅಂತ ದೊಡ್ಡ ಉತ್ಸವ, ಸ್ನಾನ ಕೂಡ ಮಾಡಿಲ್ಲ, ಬರೀ ತೀರ್ಥ ಅಲ್ಲ, ಊಟನೇ ಮುಗಿಸಿಬಿಟ್ರಲ್ಲ, ನೋಡೋಣ ಏನ್ ಮಾಡ್ತಾರೆ ಅಂತ ಹೇಳಿದ ತಕ್ಷಣ ಹಾಗೆ ಇದ್ದವನು. ಅವ್ರು ಹೊರಟರು ವ್ರತ ಮುಗಿಸಿಕೊಂಡು, ಹಿಂದೆ ಫಾಲೋ ಮಾಡಿದೆ, ಏನ್ ಮಾಡ್ತಾರೆ ನೋಡೋಣ ಅಂತೇಳಿ ಸೀದಾ ನದಿ ಹತ್ರ ಹೋದ್ರು ವಾದಿರಾಜ ಸ್ವಾಮಿ. ನದಿ ಹತ್ರ ಹೋದ್ರು, ಈತ ನೋಡಿದ, ಒಂದು ದೊಡ್ಡ ಒಂದು ನೋಡಕ್ಕೆ ಒಳ್ಳೆ ವ್ಯೂ ಸಿಗಬೇಕಲ್ಲ, ಒಂದು ಮರ ಹತ್ತಿ ಕೂತ್ಕೊಂಡ ನೀಟಾ ನೋಡ್ಲಿಕ್ಕೋಸ್ಕರ ಕ್ಲಿಯರ್ ಕಾಣಬೇಕೆಲ್ಲ ಕೂಡ. ಹೋದವರು ಮಾಡಿದ ಮೊದಲ ಕೆಲಸ ತಾವು ಊಟ ಮಾಡಿದ್ದೆಲ್ಲ ಹೊರ ತೆಗೆದಿಟ್ಬಿಟ್ರು. ಎಂಥ ಮ್ಯಾಜಿಕ್ ಗೊತ್ತಾ ಇದು, ನಿಜವಾಗಲೂ ನಿಜವಾಗ ಸೂಪರ್ ಸೈನ್ಸ್ ಇದು. ಒಂದು ಸೈನ್ಸ್ ಪ್ರಕಾರ ತೆಗಿಲಿಕ್ಕಾಗೋದಿಲ್ಲ, ಅದನ್ನು ತಿಂದು ಪದಾರ್ಥ ವಾಂತಿ ಮಾಡಿಸ್ಬೋದು, ಅಷ್ಟೇ ಹೊರ ತಿನ್ನೇನು ಮಾಡೋಕ್ಕಾಗೋದಿಲ್ಲ. ಅಂಥ ಹೊತ್ತಿನಲ್ಲಿ ಎಲ್ಲ ಹಾಗಾಗೆ ಇದೆ, ತೆಗೆದು ಪದಾರ್ಥ ಏನೇನು ತಿಂದಿದ್ರು ಹಾಗೆ ಸಪರೇಟ್ ತೆಗೆದಿಟ್ಬಿಟ್ರಂತ. ಪೂರ್ತಿಯಾಗಿ ಪ್ರತಿಯೊಂದು ಪದಾರ್ಥ ಸಪರೇಟ್, ಎಷ್ಟೊಂದು ಹಾಗೆ ಉಗಿ ಬರ್ತೀರಿ ಅಂತ ತೆಗೆದ್ರೆ, ತಗೊಳ್ಬೇಕಾದ್ರೆ ಹೇಗಿರ್ಬೇಕು, ಫ್ರೆಶ್ ಅಷ್ಟೇನೆ ಎಲ್ಲ ಅಲ್ಲಿ ತೆಗೆದಿಟ್ಬಿಟ್ಟು ಆಮೇಲೆ ಸ್ನಾನಕ್ಕೆ ಇಳಿದ್ರೆ ಅಂತ. ನದಿಯೊಳಗೆ ಸ್ನಾನಕ್ಕೆ ಹಿಡಿದು ಬಂದು ಅವ್ರದೇ ಬಿಡಿ ತಗೊಂಡೋಗಿರ್ತಾರೆ, ವಾಪಸ್ ಹೋಗ್ಬೇಕಾದ್ರೆ ದೇವ್ರ ಪೂಜೆ ಮುಗಿಸಿ ನೈವೇದ್ಯ ಮಾಡಿ ಎಲ್ಲ ಮುಗಿಸಿ ಮತ್ತೆ ಪಾಲನೆ ಮಾಡಿದ್ರಂತೆ. ಇಂಥ ಇಂಥ ಶಕ್ತಿ ಇದ್ದರು ಬೇಕಾದ್ರೆ ಯಾವಾಗ ಸ್ನಾನ ಮಾಡಿರಿ ಬಿಡ್ರಿ ಊಟ ಮಾಡ್ಬೋದು. ಇದು ಕೇಳಿಬಿಟ್ರೆ ಬೇಡ ಊಟ ಎಲ್ಲವರೆಗೂ ಸ್ನಾನ ಮಾಡ್ತೀವಿ ಅನ್ನೋಷ್ಟರ ಮಟ್ಟಿಗೆ ಸದ್ಯ ಬರ್ತದೆ. ಎಂಥ ಯೋಗಿಗಳವರೆಲ್ಲ ಕೂಡ ಅಂದರೆ ಎಷ್ಟರ ಮಟ್ಟಿಗೆ ಒಂದು ಸಿದ್ಧಿ ಸಂಪಾದನೆ ಮಾಡಿದವರು ಅಂಥವರನ್ನ ಇವತ್ತು ಇಷ್ಟು ದಿವಸಗಳ ಕಾಲ ಇನ್ನೂ ಎಷ್ಟೋ ದಿವಸಗಳ ಕಾಲ ಅವರ ಸ್ಮರಣೆ ನಡೆಯುತ್ತೆ ಎಂಬುದೇ ಅವರ ವ್ಯಕ್ತಿತ್ವಕ್ಕೆ ಸ್ವಲ್ಪ ದೊಡ್ಡ ಗೌರವ. ಅದು ಅವರ ಗ್ರಂಥಗಳಿಂದ ಈ ನಮಗೆ ಅರ್ಥ ಆಗ್ತದೆ. ಇಂಥವ್ರು ಗ್ರಂಥ ಬರೆದು ಹೇಗೆ ಬರೆದಿರ್ತಾರೆ ಅದು ಕುತೂಹಲ ಬರುತ್ತೆ. ಇಂಥ ದೊಡ್ಡ ವ್ಯಕ್ತಿಗಳು ಗ್ರಂಥ ಬರೆದು ಏನು ಬರೆದಿರ್ತಾರೆ ಓದ್ಬೇಕನ್ಸುತ್ತೆ. ಈ ಎ ಬಿ ಸಿ ಡಿ ಏನು ಗೊತ್ತು, ಯಾರೋ ವಾದಿರಾದ್ರಿಂದ ಬರೆದಿದ್ದಾರೆ ಅಂತ ಹೇಳಿದರೆ ಯಾರೋ ವಾದಿರಾದರೆ ಹೇಗಾಗ್ತಾರೆ ಅವರು? ಅವ್ರ ಬಗ್ಗೆ ತಿಳ್ಕೊಂಡದೇ ದೊಡ್ಡ ಶಾಸ್ತ್ರಾರ್ಥ ಅದನ್ನು ಮರಿಬಾರ್ದು. ಅದರಂತೆ ನಡೀತು, ಎಲ್ಲ ಮುಗಿಸಿದ್ರು, ಎಲ್ಲ ಪ್ರತ್ಯೇಕ ಆಯಿತು, ತಗೊಂಡು ಹೊರಟ್ರು. ಮತ್ತೆ ವಾಪಸ್ ಬರ್ತಿದ್ದಾರೆ. ಈ ಶಿಷ್ಯ ಇಷ್ಟು ಕೂತಿದ್ನಲ್ಲ, ನಾರಾಯಣಾಚಾರ್ಯ ಅಂತ ಹೆಸರಾತನು ಎಲ್ಲ ಕೂತಿದ್ನಲ್ಲ, ಆಗ ಎಲ್ಲ ನೋಡಿದ್ರೆ ಆಶ್ಚರ್ಯ ಆಗೋಗ್ಬಿಡ್ತು. ಆದ್ರೆ ಒಂದು ತಪ್ಪು ಮಾಡಿದ ಅಷ್ಟೊತ್ತಿಗೆ ಸರಿಯಾಗಿ ಏನೋ ನೋಡಿದೆ, ಕೆಳಗೆ ಅದೇ ಹೊತ್ತಿಗೆ ಹಿಡಿದ ಸಿಕ್ಕಾಕೊಂಡ್ಬಿಟ್ಟೆ. ಇದೇನು ವಾದಿರಾಸರಾವ್ ಸಿಕ್ಕಾಕಲ್ಲ ನೋಡಿದ್ರೆ ಯಾವ ಜ್ಞಾನದೃಷ್ಟಿ ಕಂಡೇ ಕಾಣ್ತೈತ, ಕಂಡಾಯ್ತು ತಷ್ಟ ನೋಡಿದ್ರು. ಇನ್ನೇನು ಹೇಳಬೇಕಾದ ಕಾರಣ ಇರಲಿಲ್ಲ, ಎಲ್ಲ ಅವನ ಹಣೆ ಮೇಲೆ ಎಲ್ಲ ಗೊತ್ತಾಗೋಗಿತ್ತು. ತಷ್ಟ ಶಾಪ ಕೊಟ್ರಂತೆ, ಈ ರೀತಿ ಪರೀಕ್ಷೆ ಮಾಡ್ಲಿಕ್ಕೆ ಬಂದ ನೀನು ಬ್ರಹ್ಮರಾಕ್ಷಸನಾಗುವಂತ ಶಾಪ ಕೊಟ್ಬಿಟ್ಟ. ತಕ್ಷಣ ಇದು ಎಚ್ಚರಿಕೆ ಕೊಡ್ತಾರೆ, ದೊಡ್ಡವರು ಪರೀಕ್ಷೆ ಮಾಡ್ಲಿಕ್ಕೆ ಹೋಗಬಾರದು. ಈ ಕರೆಂಟ್ ಇದೆ ಇಲ್ಲ ಅಂತ ಭಯ ಮುಟ್ಟಿದ್ರೆ ಹಾಗೋ ಹಾಗಾಗ್ತದೆ ಅಷ್ಟೇ. ಲೈವ್ ವೈರ್ನ ಹಾಗೆ ಮುಟ್ಟಿದರೆ ಎಷ್ಟು ಡೇಂಜರು ಅಷ್ಟೇ ಡೇಂಜರು. ಆ ಡೇಂಜರ್ ವಾಸಿ, ಈ ಡೇಂಜರ್ ಇನ್ನೂ ಜಾಸ್ತಿ. ದೊಡ್ಡವರು ಪರೀಕ್ಷೆ ಮಾಡ್ಲಿಕ್ಕೆ ಹೋಗಬೇಡಿ. ಅದು ಏನು ಇಂಥ ಪರೀಕ್ಷೆ ಮಾಡೋದ, ಹೋಗಿಬಿಟ್ಟು ಹೋಟೆಲ್ ಹೋಗಿ ಏನೇನು ಮಾಡ್ತಾರೆ ಅಂತ ವಾಚ್ ಮಾಡಿ ಎಲ್ಲ ಮಾಡೋದಕ್ಕೆ ಶಿಕ್ಷೆ ಇದು. ಅದು ನಂಬಿಕೆ ಇಲ್ಲ ಅಂತ ಆಯ್ತು ನಿನಗೆ ಹಾಕಿದ್ರೆ. ರಾಕ್ಷಸ ಶಾಪ ಕೊಟ್ಟುಬಿಟ್ರಂತೆ, ಆಗ ತುಂಬ ದುಃಖ ಪಡ್ತಾನೆ, ತಪ್ಪಾಯ್ತಾನೆ ಕ್ಷಮಿಸಬೇಕು ಅಂತ ಭಾಳ ಕೇಳಿಕೊಂಡಾಗ ಆ ವಿಶಾಪ ಕೊಟ್ರಂತೆ, ಆಯಿತು ನಿನ್ನ ಪ್ರಶ್ನೆಗೆ ಯಾರು ಉತ್ತರ ಕೊಡ್ತಾರೋ ಅವರಿಂದ ಬಿಡುಗಡೆ ಅಂತ ಹೇಳ್ತಾರೆ. ಆ ಕಾಮ ವೈ ಕೋ ನಸ್ನಾತಃ, ಇದು ಒಗಟಿದು ಕೇಳ್ಕೊಂಡು ಹೋಗು, ಅಲ್ಲಿವರೆಗೂ ಉತ್ತರ ಸಿಗೋವರೆಗೂ ಹೀಗೆ ಇರಬೇಕು ಅಂತ ಹೇಳಿದರೆ. ಹಾಗೆ ಎಷ್ಟೋ ವರ್ಷಗಳು ಹಾಗೆ ಆಯ್ತಂತೆ. ಎಷ್ಟೋ ವರ್ಷ ಯಾರನ್ನು ಕೇಳೋದು, ಉತ್ತರ ಕೊಡೋದು ತಿಂದಾಕೋದಷ್ಟೇ. ಆ ಬ್ರಹ್ಮರಾಕ್ಷಸರ ಏನು ಮನುಷ್ಯರೇ ತಿಂದಾಕ್ತಾರಕ್ಕಂಥ ಕಾಲ ಇದು, ತಿಂದಾಕ್ಬಿಡ್ತಾ ಇದೆ. ಉತ್ತರ ಕೊಟ್ಟರೆ ಬಚಾವು, ಉತ್ತರ ಯಾರು ಕೊಡಲೇ ಇಲ್ಲ. ಕೊನೆ ಸಭಾಷೆ ವಾದಿರಾಸವಳೆ ಸಿಕ್ಕರಂತ ಒಂದ್ಸಲ, ಅವು ಇದೇ ಪ್ರಶ್ನೆ ಅವರಿಗೆ ಹಾಕಿಬಿಟ್ಟ ನಡೆಯುತ್ತೆ. ಆ ಕಾಮ ವೈ ಕೋ ನಸ್ನಾತಃ, ತಕ್ಷಣ ತೊಮ್ ನಸ್ನಾತಃ ಅಂದ್ರಂತವ್ರು. ಅಂದ್ರೆ ಆ ಕಾಮ ವೈ, ಆಷಾಢ ಕಾರ್ತಿಕ ಮಾಘ ವೈಶಾಖದಲ್ಲಿ ಯಾರು ಸ್ನಾನ ಮಾಡೋದಿಲ್ಲ ಅಂತ ಅರ್ಥ. ಯಾರು ಸ್ನಾನ ಮಾಡೋದಿಲ್ಲ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ಬ್ರಹ್ಮರಾಕ್ಷಸರು ಸ್ನಾನ ಮಾಡೋದಿಲ್ಲ, ಸ್ನಾನ ಮಾಡಿದ್ರೆ ಬ್ರಹ್ಮರಾಕ್ಷಸರಾಗ್ತಾರೆ, ಇನ್ನೊಂದು ಅರ್ಥ ಅದಕ್ಕೆ. ಸೊ ನೀನು ಮಾಡಿಲ್ಲ ಅಂದ್ರಂತೆ, ತಕ್ಷಣ ಉತ್ತರ ಸಿಕ್ತಂತೆ, ರಾಕ್ಷಸನ ಹೋಗ್ಬಿಡ್ತಾನೆ. ಆಗ ಅವನು ಒಳ್ಳೆ ಪತಿ ಸಿಗುತ್ತೆ ಅವನಿಗೆ. ಅದು ನಾರಾಯಣ ಭೂತ ಅಂದ್ರೆ ಆತನೇ, ಭೂತರಾಜ ಅಂದ್ರೆ ಆತನೇ ಆಗಿ ಆತಗೆ ಒಳ್ಳೆ ಉದ್ಧಾರ ಮಾಡ್ತಾರೆ ವಾದಿರಾಜ ಸ್ವಾಮಿಗಳು. ಆತನೇ ಇಷ್ಟೇ ಮೊದಲಾದ ಬಗಳಿಗೋಸ್ಕರ ಒಂದು ಪ್ರಾರಬ್ಧ ಇತ್ತು, ಬ್ರಹ್ಮರಾಕ್ಷಸನಾಗೋ ಪ್ರಾರಬ್ಧ, ಅದರಿಂದ ಕಳೆದು ಹೋಯಿತು. ಆ ವಾದಿರಾಜ ಸ್ವಾಮಿಗಳು ಒಳ್ಳೆ ಮೆಚ್ಚಿನ ಪಂಟನಾಗ್ತಾನೆ. ಇವತ್ತಿಗೂ ವಾದಿರಾಜ ಸ್ವಾಮಿಗಳ ಸ್ಮರಣೆ ಯಾವಾಗ ಮಾಡಿದರೂ ಜೊತೆಗೆ ಭೂತರಾಜ ಇರಬೇಕಲ್ಲಿ. ಅಷ್ಟರ ಮಟ್ಟಿಗೆ ಪ್ರಿಯ ಪಂಟನಾಗಿ ಅವರ ಇತಿಹಾಸದಲ್ಲಿ ಸೇರ್ಕೊಂಡ್ಬಿಟ್ಟಂತ ವ್ಯಕ್ತಿ ಆಗ್ತಾನೆ ಭೂತರಾಜ. ಅವ್ರ ಜೊತೆಗೆ ಯಾವಾಗಲೂ ಓಡಾಡ್ತಾರೆ ಇರ್ತಾರೆ, ಮುಂದೆ ಎಷ್ಟೋ ಅಂತ ಮಹಿಮೆಗಳನ್ನು ತೋರಿಸ್ತಾರೆ. ಅದನ್ನೆಲ್ಲ ಕೂಡ ಈ ರೀತಿ ಮಾಡ್ತಾ ಸಂಚಾರ ಮಾಡ್ತಾ ಎಷ್ಟೋ ಇಡೀ ಭರತಖಂಡವನ್ನು ಸುತ್ತುತ್ತಾರೆ. ಇವತ್ತು ಸುತ್ತೋದಕ್ಕೂ ಅವತ್ತು ಸುತ್ತೋದಕ್ಕೂ ಬಹಳ ವ್ಯತ್ಯಾಸ. ಯಾವ ವಾಹನಗಳಲ್ಲಿದ್ದ ಕಾಲ, ಶತ್ರುಗಳು ತುಂಬಿದ್ದ ಕಾಲ, ಕಾಡುಗಳಿಗೆ ಹೋದರೆ ಮೃಗಗಳು, ದಾರಿಯಲ್ಲಿ ಮೃಗಗಳಂತಹ ರಾಜರುಗಳು, ಭಯಂಕರ ರಾಜರುಗಳು, ಜೊತೆಗಳು ಸಂಚಾರ ಮಾಡಲೇಬೇಕು. ಸಂಚಾರ ಸುಮ್ಮನೆ ಗುಟ್ಟುಗುಟ್ಟ ಭಿಕ್ಷೆ ಮಾಡಿಕೊಂಡು ಸನ್ಯಾಸ ಅಲ್ಲ ಅದು. ಎಲ್ಲೋ ಹಟ್ ಮಾಡಿ ಏನೋ ಮಾಡ್ಕೊಂಡು ಹೋಗ್ಬಿಟ್ಟು ಸನ್ಯಾಸ ಅಲ್ಲ, ಹೋಗ್ಬೇಕು, ವಾದಿಗಳನ್ನು ಕರಿಬೇಕು, ಗೆಲ್ಲಬೇಕು, ಆಮೇಲೆ ಭಿಕ್ಷೆ. ಅಷ್ಟರ ಮಟ್ಟಿಗೆ ದೀಕ್ಷೆ ಇದ್ದವರೆಲ್ಲ ಕೂಡ ಮತ್ತೆ ಯೋಗ್ಯರಿಗೆ ಉಪದೇಶ ಮಾಡಬೇಕು, ತಪ್ತಮುದ್ರ ಧಾರಣೆ ತೀರ್ಥ ಎಲ್ಲ ಮುಗಿಸ್ಬೇಕು, ಆಮೇಲೆ ಮುಂದೆ ಹೋಗ್ಬೇಕು. ಅದು ಗುಟ್ಟಾದ ಸಂಚಾರ ಸ್ವಾಮಿಗಳದಲ್ಲ, ಅದನ್ನೆಲ್ಲ ಮಾಡಿದರು ಅಂತ ಕೇಳಿದರೆ ಎಷ್ಟು ಆಶ್ಚರ್ಯ. ಸಮಗ್ರ ಭರತಖಂಡವನ್ನು ಸುತ್ತುತ್ತಾರೆ. ಅದರ ರೆಕಾರ್ಡ್ ಆಗಿ ಬರೆದ ಗ್ರಂಥನೇ ತೀರ್ಥ ಪ್ರಬಂಧ ಅಂತ ಹೆಸರಾಯಿತು. ಇಡೀ ನಮ್ಮ ವೈಷ್ಣವ ಪರಂಪರೆಯಲ್ಲಿ ಆತಕ್ಕೆ ಸಂಸ್ಕೃತ ಸಾಹಿತ್ಯದಲ್ಲೇನೆ ಈ ಟ್ರಾವೆಲಾಗ್ ಅನ್ನೋ ಗುಂಪಿಗೆ ಸೇರಿರತಕ್ಕಂಥ ಅವು ಸ್ಪಿರಿಚುಯಲ್ ವರ್ಕ್ ಅಂದ್ರೆ ವಾದಿರಾಜ ಸ್ವಾಮಿಗಳು ಒಂದೇ, ಇನ್ನೂ ಎರಡು ಸಿಗುತ್ತೆ, ಒಟ್ಟು ಮೂರು ಸಿಗುತ್ತೆ. ಅವೆರಡು ಪೊಲಿಟಿಕಲ್ ಹೆಚ್ಚುಗಳು. ವೆಂಕಟಾಧ್ವರ್ಯ ಅದು ಒಂದು ಗ್ರಂಥ, ವಿಶ್ವಗುಣಾದರ್ಶ ಚಂಪು ಆಗಲಿ. ಇನ್ನೊಬ್ಬಂದಿದೆ ಒಬ್ಬ ಸಮರಪುಂಗವ ದೀಕ್ಷಿತ ಅಂತ ಹೇಳಿ ಯಾತ್ರಾ ಪ್ರಬಂಧ ಅಂತ ಬರೀತಾರೆ. ಅವೆರಡು ಹೆಚ್ಚು ಕಡೆ ಲೌಕಿಕದ ಟಚ್ಚೇ ಅದಕ್ಕಿರೋದು, ಇವರು ಸ್ಪಿರಿಚುವಲ್ ಟಚ್ ಇರೋ ಗ್ರಂಥ ಅಂದ್ರೆ ಇದು ಒಂದೇ. ಅವರೇ ಹೇಳ್ತಾರೆ, ಸ್ವಯಾತ್ರಾ ಕ್ರಮ ಪರಿಚಿತ ನಾನಾ ದೇಶಗಳ ಪರಿಚಯದಿಂದ ಕೂಡಿರತಕ್ಕಂಥ ಗ್ರಂಥ ತೀರ್ಥ ಪ್ರಬಂಧ ಅಂತ ಹೇಳ್ತಾರೆ. ತೀರ್ಥಕ್ಷೇತ್ರ ತದೀಶಾನಾಂ ಮಹಾತ್ಮ್ಯಾನೆ ಯಥಾಮತಿ ವಾದಿರಾಜ ಯತಿಸ್ತೌತಿ ಪದ್ಯೈಹಿ ಕತಿಪಯೈಹಿ ಕವಿಹಿ. ತಾವೇನು ಸಂದರ್ಶನ ಮಾಡಿದ್ದಾರೆ ಅದನ್ನೆಲ್ಲ ವರ್ಣನೆ ಮಾಡ್ತಾ ಹೋಗ್ತಾರೆ. ಎಷ್ಟು ವರ್ಕ್ ಅದು, ಬಹಳ ಶಾರ್ಟ್ ವರ್ಕ್ ಅದು. ಆದರೆ ಓದಿದರೆ ತೀರ್ಥಯಾತ್ರೆ ಮಾಡೋದು ಅನುಭವ ಆಗಬೇಕು. ದಿವಸಕ್ಕಾದ ಓಡಾಡ್ತಾ ಪಾರಾಯಣ ಮಾಡಿ ಉಳಿಸ್ಕೊಳ್ಳೋದು ಗೊತ್ತಾ, ಸಣ್ಣದದು. ಆದರೆ ಎಲ್ಲ ತೀರ್ಥಗಳ ಬಗ್ಗೆ ಅಧಿಕೃತ ಮಾಹಿತಿಯನ್ನ ಒಳ್ಳೆ ಕಾವ್ಯದ ಶೈಲಿಯಲ್ಲಿ ಕೊಟ್ಟಂಥ ಗ್ರಂಥ ತೀರ್ಥ ಪ್ರಬಂಧ. ವಾದಿರಾಜ ಸ್ವಾಮಿಗಳ ಒಂದೊಂದು ಕೃತಿಯು ಕೂಡ ಬಹಳ ಅರ್ಥವಾದದ್ದು. ಅದರ ಬಗ್ಗೆನೇ ಜಗನ್ನಾಥ ಹೇಳ್ತಾರೆ, ಅರ್ಥಿಗಳಿಗೆ ಪರಮಾರ್ಥವ ತೋರುವ ತೀರ್ಥ ಪ್ರಬಂಧವ ಕೀರ್ತನೆ ಗೈದೆ ವಾದಿರಾಜ ಗುರು ವಾದಿರಾಜ ಅಂತ ಕೊಂಡಾಡ್ತಾರೆ. ಜನಾನ್ ತದಾವರ್ತನ ಶೀಲಿನಶ್ಚ ಚಕಾರ ತೀರ್ಥಾಟನ ಪುಣ್ಯಭಾಜ. ಅವರ ಶಿಷ್ಯರು ಉತ್ತರತ್ನ ಸಂಗ್ರಹದಲ್ಲಿ ಬರೀತಾರೆ, ಯಾರು ಅದನ್ನು ಆವರ್ತನ ಮಾಡ್ತಾರೆ, ಪುನಃ ಪುನಃ ಓದ್ತಾರೆ ತೀರ್ಥ ಪ್ರಬಂಧವನ್ನ, ಅವರನ್ನು ಕೂಡ ತೀರ್ಥಯಾತ್ರೆಯ ಪುಣ್ಯಕ್ಕೆ ಪಾತ್ರರನ್ನಾಗಿ ವಾದಿರಾಸವರು ಮಾಡಿಬಿಟ್ಟಿದ್ದಾರೆ ಅನ್ನೋ ಮಾತನ್ನು ಹೇಳ್ತಾರೆ. ಅದು ನಿಜವಾದ ಮಾತದು, ನಿಜವಾದ ಕೆಲವು ಪ್ರಶಂಸೆಯ ಮಾತಲ್ಲ. ನಿಜವಾಗಲೂ ತೀರ್ಥಯಾತ್ರೆ ಮಾಡಿದೆ ಎಷ್ಟು ಪುಣ್ಯ ಬರುತ್ತೆ ಅದಕ್ಕಿಂತ ಜಾಸ್ತಿ ಪುಣ್ಯ ಕೊಡ್ತಕ್ಕಂಥ ಗ್ರಂಥ ತೀರ್ಥ ಪ್ರಬಂಧ. ಅದು ರಚನೆ ಆಯಿತು. ಈಗ ಸಂಚಾರ ಮಾಡ್ತಾ ಮಾಡ್ತಾ ಅವರು ಎಷ್ಟೋ ಗ್ರಂಥಗಳು ಈ ರೀತಿ ಬೆಸರಾದ ಗ್ರಂಥಗಳೇನೆ. ಆಚಾರ್ಯರ ಗ್ರಂಥಗಳು ಹೇಗೆ ತತ್ವೋದ್ಯೋತಾದಿಗಳು ಅವರ ಒಂದು ಕಾರ್ಯಗಳ ಸಂಕೇತವಾಗಿ ಹಾಗೆ ರೆಕಾರ್ಡ್ ಆಗಿಬಿಟ್ಟು ಇವ್ರದ್ದು ಹಾಗೆ ನಡೆದೋಯ್ತು. ರುಕ್ಕುಡಿ ಸೇವಿಸೋರು ಹಾಗೆ ಆಯಿತು. ಪೂನಾಕ್ ಹೋಗಿದ್ದ ಕಾಲಕ್ಕೆ ಒಂದು ಮಾಘನ ಶಿಶುಪಾಲ ವಧಕ್ಕೆ ಅತ್ಯುತ್ತಮವಾದ ಸಂಸ್ಕೃತ ಮಹಾಕಾವ್ಯ ಅನ್ನೋ ಒಂದು ಬಿರುದನ್ನು ಕೊಟ್ಟು ಆನೆ ಮೇಲೆ ಮೆರವಣಿಗೆ ಮಾಡ್ತಕ್ಕಂಥ ಒಂದು ಯೋಜನೆ ಹಾಕಿದ್ರಂತೆ. ಆ ಕಾಲಕ್ಕೆ ವಾದಿರಾಜ ಸ್ವಾಮಿಗಳು ಅಲ್ಲಿ ಬಂದಾಯ್ತು. ನೋಡ್ತಾರೆ ನಮ್ಮ ಜನಗಳು ಗಮನಿಸೋದೇ ಇಲ್ಲ, ಎಷ್ಟು ಗಮನಿಸ್ತಾರೆ ವಾದಿರಾಜ ಸ್ವಾಮಿಗಳು. ಈ ಒಂದು ಇದಿಲ್ಲದೆ ಹೋದರೆ ಪೀಠಾಧೀಶರ ಆಗಲಿ ಸಾಧ್ಯವಾಗೋದಿಲ್ಲ. ಅವ್ರು ಅಪ್ ಟು ಡೇಟ್ ಇರಬೇಕು ಪ್ರತಿಯೊಂದರಲ್ಲೂ ಕೂಡ ಯೋಚನೆ ಮಾಡ್ತಾ. ಆ ಮಾಘ ಕವಿ ಬರೆದಿದ್ದು ಶಿಶುಪಾಲ ವಧ. ಮಾಘನ ಬಗ್ಗೆ ವೈಯಕ್ತಿಕವಾಗಿ ಏನೂ ಇಲ್ಲ, ಅದು ಒಳ್ಳೆಯ ಕಾವ್ಯ, ಇವತ್ತಿಗೂ ಓದ್ತಾರೆ ಜನ. ವಾದಿರಾಜ ಸ್ವಾಮಿಗಳಿಗೆ ಅಪ್ರಿಯವಾಗಿದ್ದ ಆ ವಿಚಾರ ಅಲ್ಲ. ಮಾಘ ಕಾವ್ಯಕ್ಕೆ ಸನ್ಮಾನವಾದರೆ ಜಗತ್ತಿನ ಗತಿ ಏನಾಗಬೇಕು ಯೋಚನೆ ಮಾಡ್ತಾರೆ. ಏನು ಗತಿ ಗೊತ್ತೇನೋ, ಅದರಲ್ಲಿರೋದು ಶೃಂಗಾರಮಯವಾದ ಕಾವ್ಯ, ಅದು ಶೃಂಗಾರಮಯವಾದ ಕಾವ್ಯ. ಅದನ್ನು ಓದಿದರೆ ಮನುಷ್ಯನ ಬುದ್ಧಿ ಕೆಟ್ಟ ಹೋಗ್ತದೆ. ಒಂದು ಮಾತುಂಟು, ಮಾಘ ಓದಿ ಒಳೆಯ ಕೆಟ್ಟ ಅಂತಾನೆ ಹೆಸರು. ಅದು ಅದ್ರ ಓದಿಬಿಟ್ರೆ ಮನುಷ್ಯನ ಬುದ್ಧಿ ಕೆಟ್ಟ ಹೋಗುತ್ತೆ ಅಂತ ಮತ್ತೆ ಶೃಂಗಾರ ಸೇರಿಸಿಬಿಟ್ಟಿದ್ದಾನೆ ಅದರೊಳಗೆ. ಅದಕ್ಕೆ ಸನ್ಮಾನ ಮಾಡಿ ಟೆಕ್ಸ್ಟ್ ಬುಕ್ ಟೈಪ್ ಮಾಡಿಬಿಟ್ರೆ ಗತಿ ಏನಾಗಬೇಕು ಅದಕ್ಕೆ. ಇದು ವಾದಿರಾಜ ಸ್ವಾಮಿಗಳ ಚಿತ್ರ. ಅದು ಯಾವುದು ಅಸೂಯಿಂದ ಮಾಡಿದ ಕೃತಿ ಅಲ್ಲ ವಾದಿರಾಜರು. ಯೋಚನೆ ಮಾಡ್ತೀವಿ, ಇದು ಹೀಗಾಗಬಾರದು. ಇಂಥ ಗ್ರಂಥದ ಪ್ರಸಾರದ ಜನ ಕೆಡ್ತಾರೆ. ಹೆಸರಿಗೆ ಶಿಶುಪಾಲ ವಧ, ಕೃಷ್ಣನ ಕಥೆ ಇದು. ಕೃಷ್ಣಲ್ಲಿ ಸರ್ವೋತ್ತಮತ್ವಾಗಲಿ ಪ್ರತಿಪಾದನೆ ಇಲ್ಲ, ಇದು ಶೃಂಗಾರ ಪ್ರತಿಪಾದನೆ. ಇದು ಜನಗಳು ಕೆಡ್ತಾರೆ, ದೇವರ ಬಗ್ಗೆ ವಿಕೃತ ಚಿತ್ರ ಬರ್ತಾ ಅದು ಬರಬಾರ್ದು. ಇದನ್ನು ಯೋಚನೆ ಮಾಡಬೇಕು. ವಾದಿರಾಜ ಸ್ವಾಮಿಗಳ ಚಿಂತನೆಯ ಧಾಟಿ ಹೇಗಿತ್ತು ಅಂದರೆ ಅದನ್ನು ಇಂಥವೋ ಇವತ್ತು ಎಷ್ಟೋ ಗ್ರಂಥ ಅಂತ ಬರುತ್ತೆ, ಕೇಳೋ ಯಾರಿದ್ದಾರೆ ನಮ್ಮಲ್ಲಿ? ಅಂಥ ಗ್ರಂಥಗಳು ಬರುತ್ತೆ, ಟೆಕ್ಸ್ಟ್ ಬುಕ್ ಆಗುತ್ತೆ, ಆಚಾರ್ಯ ಬಯೋ ಗ್ರಂಥಗಳು ಬರ್ತದೆ. ಯಾರು ಕೇರ್ ಮಾಡೋದಿಲ್ಲ. ವಾದಿರಾಜ ಸ್ವಾಮಿ ಎಷ್ಟು ಅಲರ್ಟ್ ಆಗಿದ್ದರೂ ನೋಡಬೇಕು. ಪೀಠಾಧೀಶರು ಅಂದ್ರೆ ಯಾರು ಗೊತ್ತೇನು, ಕಸ್ಟೋಡಿಯನ್ಸ್ ಆಫ್ ಫಿಲಾಸಫಿ ಅವರು. ಇವತ್ತು ಕಷ್ಟ ಪೇಪರ್ಸ್ ಕೊಟ್ಟಿರ್ತಾರೆ, ಕಷ್ಟ ಎಕ್ಸಾಮ್ ಅಂದ್ರೆ ಕಸ್ಟೋಡಿಯನ್ ಇರ್ತಾನೆ, ಪೇಪರ್ ಲೀಕ್ಔಟ್ ಆದರೆ ಈಸ್ ಎಲ್ಡ್ ರೆಸ್ಪಾನ್ಸಿಬಲ್. ಅವನ ಎಚ್ಚರಿಕೆ ಇರಬೇಕು. ಇವತ್ತೇನಾದ್ರು ಸಮಾಜದ ಅನಾಹತಗಳಾದರೆ ಮೊದಲು ಯಾರನ್ನು ವಿಚಾರಿಸ್ಬೇಕು ಗೊತ್ತೇನು, ತಂದೆ ತಾಯಿಗಳಿಂದ ಪೀಠಾಧೀಶರು ಕೇಳಬೇಕಾಗುತ್ತೆ, ಯಾಕೆ ಹೀಗಾಯ್ತು ಅಂತ ಕೇಳಬೇಕು. ಆ ಸ್ಥಿತಿ ಹೋಗಿಬಿಟ್ಟಿದ್ದೆ ನಮ್ಮ ವಾದಿರಾಜ ಸ್ವಾಮಿ. ಯೋಚನೆ ಮಾಡಿದರಂತೆ ಅದು ನಿಲ್ಲಿಸ್ಬೇಕಾದ್ರೆ ಅದನ್ನು ರಚನಾತ್ಮಕವಾಗಿ ಮಾಡ್ತಾರೆ. ಇದು ಚೆನ್ನಾಗಿಲ್ಲ ಹಾಗೆಲ್ಲ ಹೇಳೋದಕ್ಕೆ ಹೋಗುದಿಲ್ಲ ಅವರು. ಜನಗಳ ಮನಸ್ಸನ್ನು ಹೇಗೆ ಗೆಲ್ಲಬೇಕು ತೋರ್ತಾರೆ ವಾದಿರಾಜ ಸ್ವಾಮಿ. ಇವು ಚೆನ್ನಾಗಿಲ್ಲ, ತಪ್ಪಿದೆ ಗಿಪ್ಪಿದೆ ಹೇಳೋದಕ್ಕೆ ಹೋಗೋದಿಲ್ಲ, ಇದಕ್ಕಿಂತ ಒಳ್ಳೆ ಗ್ರಂಥ ಇದೆ ನಾವು ಕೊಡ್ತೇವೆ ಅಂತ ಹೇಳ್ತಾರೆ. ಎಷ್ಟು ಅಪ್ರೋಚ್ ಆಗಿದೆ ಲೆಕ್ಕ ಹಾಕಿ ಅವರು, ಇದಕ್ಕಿಂತ ಒಳ್ಳೆಯದೇ ತೋರಿಸ್ಬಿಡ್ತೇವೆ. ಅದು ಯಾವುದೇ ಒಂದು ಡಿಸ್ಟ್ರಕ್ಟಿವ್ ಒಂದು ಕಾಮೆಂಟ್ ಮಾಡದೇನೆ ಉಪಾಯವಾಗಿ ಅದನ್ನು ಹೇಗೆ ಗೆಲ್ತಾರೆ. ಇದಕ್ಕೆ ಯೋಗ ಕರ್ಮಸು ಕೌಶಲಂ ಅಂತ ಕರೀತಾರೆ. ಅದು ಯೋಗ ಅಂದ್ರೆ ಅದು. ಇವತ್ತು ಮಕ್ಕಳಿಗೆ ಯಾಕೆ ಮಡಿ ಮಾಡೋದಿಲ್ಲ ಅಂದರೆ ನಾವು ಬೈದು ಹೇಳಿ ಹೇಳಿ ಕೊನೆಗೆ ಅವ್ರು ನಮ್ಮನ್ನು ಬೈತಾರೆ ಮಡಿನೂ ಬೈತಾರೆ, ಹಾಗಾಗಿಬಿಟ್ಟಿದೆ. ಎಜುಕೇಟ್ ಮಾಡಬೇಕು. ತಿಳಿಸ್ಕೊಡೋದು ಅಂದರೆ ಬೈಯೋದು ಅಂದರೆ ಎಜುಕೇಷನ್ ಅಲ್ಲ, ಬೈದಷ್ಟು ಅವರ್ಷನ್ ಡೆವಲಪ್ ಆಗ್ತದೆ. ಅದರಿಂದ ವಾದಿರಾಜ ಸ್ವಾಮಿ ತೋರಿಸ್ಕೊಡ್ತಾರೆ, ಬೈಬೇಡಿ. ಕನ್ವರ್ಟ್ ಮಾಡಬೇಕಾದ್ರೆ ರಚನಾತ್ಮಕವಾದ ಒಂದು ಮನಸ್ಥಿತಿ ನಿಮಗಿರಬೇಕು. ಇದಕ್ಕಿಂತ ಒಳ್ಳೆ ಒಂದು ಕಾವ್ಯ ಇದೆ, ತರಿಸ್ಕೊಡ್ತೇವೆ. ಇಲ್ಲ, ಕಾವ್ಯ ಬರೀಬೇಕಷ್ಟೇ ಅವರೀಗ ಬರೀಬೇಕಾಗಿದೆ, ಅದಕ್ಕೆ ಅದು ಉಡುಪಿಯಲ್ಲಿ ತರಿಸ್ಕೊಡ್ಬೇಕಲ್ಲ, ಸ್ವಲ್ಪ ಟೈಮ್ ಬೇಕು ನಮಗಷ್ಟೇ. ಒಂದು 19 ದಿವಸ ಟೈಮ್ ಕೊಡಿ, 20 ದಿವಸ ಬೆಳಿಗ್ಗೆ ರೆಡಿ ಇರುತ್ತೆ ಅಂತ ಹೇಳ್ತಾರೆ. ಅಷ್ಟೊತ್ತಿ ಪ್ಲಾನ್ ಮಾಡಿಬಿಡ್ತಾರೆ ಆಗಲಿ ಯಾವ ರೀತಿ ಬರೀಬೇಕು ಅಂತೇಳಿ. ಇಲ್ಲ 20 ದಿವಸ ಅಂತ ಕೊಡ್ತಿದ್ದಿಲ್ಲ ಅವರು, ಇಷ್ಟ ಮನಸ್ಸಲ್ಲಿ ಅರೇಂಜ್ ಮಾಡ್ಕೊಂಡ್ಬಿಡ್ತಾರೆ, ಫಾಸ್ಟ್ ಆಗಿ ಅರೇಂಜ್ ಮಾಡ್ಕೊಂಡ್ಬಿಡ್ತಾರೆ. ಈ ಕಂಪ್ಯೂಟರ್ ಒತ್ತಿದ್ರೆ ಏನೋ ಮಾಡ್ಕೊಂಡ್ಬಿಡುತ್ತೆ 5 ನಿಮಿಷಕ್ಕೆ. ಅದು ಇಂಥ ಜ್ಞಾನಿಗಳ ಕತೆ ಕೇಳಬೇಕಾ? ಎಲ್ಲ ಫ್ರೇಮ್ ಮಾಡಿಕೊಂಡ್ರು, ಇಷ್ಟು ಬರೀಬೇಕು, ಪುಸ್ತಕ ಇಲ್ಲ, ರೆಡಿ ಆಗಬೇಕದು. ತಮ್ಮ ಟೈಮ್ ಅವೈಲೇಬಿಲಿಟಿ ಎಷ್ಟವರಿಗೆ? ಇವತ್ತು ಸಾಮಾನ್ಯರಿಗೆ ಟೈಮ್ ಸಿಗೋದಿಲ್ಲ. ನಾವು ITO BTO ಅವರಿಗೆ ಬೆಳಿಗ್ಗೆ 6-12 ಎಂಗೇಜ್ ಆಗಿಬಿಡ್ತಾರೆ. ಅವರಿಗೆ ಆತ್ಮೋದ್ಧಾರ, ಲೋಕೋದ್ಧಾರ ಏನಿಲ್ಲ ಅದರೊಳಗೆ. ಇವ್ರು ಲೋಕೋದ್ಧಾರ ಮಾಡಲಿಕ್ಕೆ ಬಂದವ್ರಿಗೆ ಎಷ್ಟು ಟೈಮ್ ಸಿಗಬೇಕು? ಅದು ಬೆಳಿಗ್ಗೆ ಪಾಠ, ಪ್ರವಚನ, ಜನಗಳು, ಸಾಯಂಕಾಲ, ಇದು ಉತ್ತಮ ಶಕ್ತಿ, ತನುಷ್ಠಾನ ಬೇಕಾದಷ್ಟಿದೆ. ಎಲ್ಲಿ ಟೈಮ್ ಇಟ್ಕೊಂಡು ಗೊತ್ತಾದನ? ಎಲ್ಲ ದೇವ್ರನ್ನ ಭುಜಂಗಿಸಬೇಕಾದ್ರೆ ಆ ಟೈಮಲ್ಲಿ ಬರೀಬೇಕಷ್ಟೇ. ಅವರು ದೇವ್ರನ್ನ ಭುಜಂಗಿಸಬೇಕಾದ್ರೆ ಬರೀಬೇಕು, ಆ ಶಾರ್ಟ್ ಟೈಮಲ್ಲಿ ದಿವಸಕ್ಕೊಂದು ಸರ್ಗ ಬರೀಬೇಕು. ಎಂಥ ಒಂದು ಪ್ಲಾನ್ ಮಾಡಿದ್ದಾರೆ, ಒಪ್ಕೊಂಡ್ರು ಅವರು, ಶುರು ಮಾಡಿದರು. ಶ್ರೀ ಶನಿಗಳು ಬರ್ಕೋ ಅಂತ ಹೇಳಿದರು, ಉಪಜಯಿಸ್ಬೇಕಾದ್ರೆ ಆ ಟೈಮ್ನಲ್ಲಿ ಹೇಳ್ತಾ ಹೇಳ್ತಾ ಹೋದರು, ಬರ್ಕೊಂಡು ಶುರು ಮಾಡಿದ. ಶ್ರೀ ವೇದಾಂತ ಮಹಾಚಲಮ್ಮಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸದ್ವಾತಾಗಮ ಪೋಷಿತಾತ್ತ ಹೃದಯಂ ತತ್ಪೂರ್ವ ಪಕ್ಷಾಸುರೈ ಸಿದ್ಧಾಂತೋಕ್ತಿ ಸುರೇಶ್ವರೈಶ್ಚ ಮಥಿತಃ ಯ ಕೃಷ್ಣ ದುಗ್ಧಾಂಬುಧಿ ಸ್ವೀಯಾನಾಮೃತಂ ಪ್ರಯಚ್ಛತಿ ಸಮಾಂ ಪಾಯಾತ್ ಗುಣೋದ್ಯನ್ಮಣಿ. ಹಾಗೆ ಶುರು ಮಾಡಿದವರು ರೋಮ್ಣ ಮರ್ಷಣ ಕಾರಿಣಿ ಶರ್ವಣದ ಪಾಪೌಘ ವಿಧ್ವಂಸಿನಿ ಪ್ರೇಮ್ಣ ಚಿಂತಯತಾಂ ವಿಚಿತ್ರ ವಿಮಲ ತ್ಯಾಗ್ಯಾರ್ಥ ಸಂದಾಯಿನಿ ಸಂಜಾತೆ ಭುವಿ ರುಗ್ಮಿಣೀಶ ವಿಜಯೇ ಸದ್ವಾದಿ ರಾಜೋದಿತೆ ಸಂಜಾತಃ ಸುರಮಂಡಳೀಷು ಮಹಿತಃ ಸರ್ಗೋಯ ಮಾಧ್ಯೋ ಮುದಾಂ ಸರ್ಗಃ ದ್ವಿತೀಯೋ ಮುದಾಂ ಸರ್ಗಃ ತೃತೀಯೋ ಮುದಾಂ ಅಂಥೇಳಿ ಒಂದು ಎರಡು ಮೂರು ನಾಲ್ಕು ಏಕೋನವಿಂಶಃ ಮುದಾಂ ಅಂತ ಹೇಳಿ ಹತ್ತೊಂಬತ್ತು ಸರ್ಗ ದಿವಸಕ್ಕೊಂದರಂತೆ ಬರ್ದಾಕ್ಬಿಟ್ಟು ಹತ್ತೈದು ನಿಮಿಷ ಟೈಮ್ ಅಷ್ಟೇ ಇದೆ. ಓದಕ್ಕೆ ಅಷ್ಟೇ ಸಾಕು ನಮಗೆ, ಒಂದು ಸಾಮಾನ್ಯ ಐವತ್ತು ಶ್ಲೋಕ ಒಂದಕ್ಕೆ ಹತ್ತು ಹದಿನೈದು ನಿಮಿಷ ಅಷ್ಟೇ ಇದೆ. ಸೂರ್ಯ ಪಾರಾಯಣ ಮಾಡ್ತಾರಲ್ಲ ನೋಡ್ತೀವಲ್ಲ ಅಷ್ಟೇ ಬೇಕಾಗೋದು, ಇನ್ನೂ ಪಾಠ ಹತ್ತು ನಿಮಿಷ ಸಾಕು. ಅವರು ಆಶಿಕವಿತ್ಯ ಮತ್ತೆ ನೆನ್ಪಿಟ್ಕೊಂಡಿರ್ಬೇಕು, ಆಶಿಕವಿತ್ಯಾಗಿ ಬರಿತಾ ಹೋದ್ರೆ ಅಂದ್ರೆ ಅವರಿಗೆ ಕಥೆ ಕೃಷ್ಣ ಕಡುಬು ಕಾಡ್ತಾ ಇದ್ದಾನೆ, ಕೃಷ್ಣ ಲೀಲೆ ಕಡು ಮುಂದೆ ಕಾಣ್ತಾ ಇದೆ. ಕೃಷ್ಣ ರುಕ್ಮಿಣಿ ಸ್ವಯಂವರದವರೆಗೂ ಡಿಟೇಲ್ ಆಗಿ ಬರೆದುಬಿಟ್ಟು ಆಮೇಲೆ ಫಾಸ್ಟ್ ಆಗಿ ಬರೆದು ಮುಗಿಸಿ ಕೃಷ್ಣಾರ್ಪಣೆ ಹೇಳ್ಬಿಡ್ತಾರೆ. ಅದನ್ನ ಇಪ್ಪತ್ತೈದು ದಿವಸ ಬೆಳಿಗ್ಗೆ ಬಂದಿದೆ ತಗೊಳ್ಳಿ ಅಂತ ಬಂದಿಟ್ಟಿರುತ್ತೆ ನೋಡ್ತಾರೆ. ಅದು ಸುಮ್ಮನೆ ಒಪ್ಪಾಗಾರ ಬಂಡೆ ತಗೊಂಡು ಎಕ್ಸಾಮಿನ್ ಮಾಡ್ಬೇಕಲ್ಲ, ಅದನ್ನ ಕೊಟ್ರು ಎಲ್ಲ ನೋಡಿ ಆಯ್ತು. ಆಶ್ಚರ್ಯಪಟ್ಟು ಹೇಳ್ತಾರೆ ಇದು ಮಾಘಕಾವ್ಯಕ್ಕಿಂತ ಬಹಳ ಶ್ರೇಷ್ಠವಾದಂತಹ ಕಾವ್ಯ ಅಂತ ಎಲ್ಲ ಜಸೇರ್ ಮಾಡಿಬಿಡ್ತಾರೆ. ಒಂದು ಮಾತು ಹೇಳ್ತಾರೆ, ಉಪಮಾ ಕಾಳಿದಾಸಸ್ಯ ಭಾರವೇರ್ ಅರ್ಥ ಗೌರವಂ ದಂಡಿನಃ ಪದ ಲಾಲಿತ್ಯಂ ಮಾಘೇ ಸಂತೆ ತ್ರಯೋ ಗುಣ. ಇದು ಮಾಘಕಾವ್ಯದಲ್ಲಿ ಪ್ರಶಸ್ತಿ, ಒಬ್ಬೊಬ್ಬರಲ್ಲಿ ಒಂದೊಂದು ಗುಣ ಇದ್ರೆ ಮಾಘನಲ್ಲಿ ಮೂರೂ ಇದೆ ಅಂತ ಹೇಳಿ. ವಾದ್ಯಸಾಧು ಕೃತಿಗಳಲ್ಲಿ ಮೂರಲ್ಲ ನೂರಾರು ಇದೆ ಅಂತ ಗೊತ್ತಾಯಿತು ಜನಗಳಿಗೆ. ಖುಷಿಪಟ್ಟು ಅದಕ್ಕೆ ಮೆರವಣಿಗೆ ಮಾಡಿ ಸರ್ವೋತ್ತಮವಾದ ಕಾವ್ಯ ಅಂತ ಹೇಳಿ ಮೆರವಣಿಗೆ ಮಾಡಿದರಂತೆ. ನಮ್ಮ ಜನ ಎಷ್ಟು ಮೂರ್ಖರು ಅಂದ್ರೆ ಅದನ್ನು ಓದೋರು ಗತಿ ಇಲ್ಲ ಇವತ್ತಿನ ದಿವಸ. ನಾವು ಎಷ್ಟು ಯಾವ್ಯಾವುದಕ್ಕೂ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ಜನಗಳು. ಯೋಚನೆ ಮಾಡಬೇಕು ಇಂಥ ಮಹಾನ್ ಬರದ ಏನಿರಬಹುದು. ಅದಕ್ಕೆ ಅವಾರ್ಡ್ ಬಂದ ಕೃತಿನ ಸರ್ಕಾರ ಪ್ರಿಂಟ್ ಮಾಡಿ ಸಂಚಿತ ಎಷ್ಟೋ ಸಲ. ನಮ್ಮಲ್ಲಿ ಆ ಪದ್ಧತಿ ಕೂಡ ಇಲ್ವಲ್ಲ, ನಮ್ಮಲ್ಲಿ ಆ ಪದ್ಧತಿಗಳು ಯೋಚನೆ ಮಾಡೋದಿಲ್ಲ. ಇಂಥದ್ದು ಕೃತಿಗಳನ್ನ ಬಹಳ ಸುಲಭ ಬೆಲೆ ಸಿಗ ಮಾಡಬೇಕು, ಅರ್ಥ ಸಮೇತ ಸಗ್ಗಯ ಸಿಗಬೇಕು. ಆ ವ್ಯವಸ್ಥೆ ನಾನು ಇಲ್ಲಲ್ಲ, ಅವ್ಯವಸ್ಥೆ ಮಯ. ಅದು ಹಗಲಲ್ಲ ಇರ್ತಾ ಇರ್ತೀರಿ. ನಮ್ಮಂಥ ಶ್ರೀಮಂತವಾದ ಸಿದ್ಧಾಂತ ಮತ್ತೊಂದಿಲ್ಲ, ಆದರೆ ಅದನ್ನು ಅಷ್ಟು ನಿಕೃಷ್ಟವಾಗಿ ಅನುಷ್ಠಾನ ಮಾಡ್ತಕ್ಕಂಥ ನಮ್ಮಂಥವರು ಬೇರೆ ಇಲ್ಲ. ಮನೆ ಮನೆಯಲ್ಲಿ ಪುಸ್ತಕ ಇರಬೇಕು ನ್ಯಾಯವಾಗಿ. ಆ ಪುಸ್ತಕಗಳಲ್ಲಿ ಭಾವ ಗೊತ್ತಾಗ್ತದೆ, ಎಂಥ ಕಾವ್ಯ, ಎಂಥ ಸಿದ್ಧಾಂತ. ಆಚಾರ್ಯ ಸಿದ್ಧಾಂತವನ್ನ ಭಗವದ್ ದಶಮಸ್ಕಂದ ಭಾಗವತದಲ್ಲಿ ಹೇಗೆ ಕಾರಣಕ್ಕೆ ಬರುತ್ತೆ ಅನ್ನೋದನ್ನ ಸರಸವಾದ ಶೈಲಿಯೊಳಗೆ ಒಳ್ಳೆ ದೃಷ್ಟಾಂತಗಳ ಸುರಿಮಳೆ ಮಾಡಿಕೊಟ್ಟ ಕೃತಿ ಅಂದ್ರೆ ರುಕ್ಮಿಣಿ ಶಿವಜಿ. ತೀರ್ಥ ಪ್ರಬಂಧ ಹಾಗೆ ದಾಖಲೆಯಾಯಿತು, ರುಕ್ಮಿಣಿ ಶಿವಜಿಗ ದಾಖಲೆಯಾಯಿತು. ಇನ್ನೊಂದು ಕಡೆ ಎಲ್ಲೇ ಹೋದ್ರು ಸರಸಭಾರತಿ ವಿಲಾಸವನ್ನು ಬರೀತಾರೆ. ಸರಸಭಾರತಿ ವಿಲಾಸ ಅವ್ರು ಹೇಳ್ತಾರೆ, ರುಕ್ಮಿಣೀಶ ವಿಜಯದೊಳಗೆ ನಾನು ರುಕ್ಮಿಣೀಶನ ಜಯ ಬರದೆ ಅದು ಭಾರತೀಶ ಜಯ ಇಲ್ಲಿ ಬರೀತೇನೆ ಅಂತ ಹೇಳ್ತಾರೆ. ಭಾರತೀಶ ಜಯ ಅಂತ ಹೇಳಿದ್ರೆ ಸರಸಭಾರತಿ ವಿಲಾಸ ಅಂದ್ರೆ ಭಾರತೀಶ ವಿಜಯ. ಅವರಿಗೆ ವಾಯುದೇವರ ಮಹಿಮೆಯನ್ನ ಹನ್ನೆರಡು ಉಲ್ಲಾಸಗಳಲ್ಲಿ ಅವಳು ವಿಸ್ತಾರ ವರ್ಣನೆ ಮಾಡ್ತಾರೆ. ಎಲ್ಲ ಉಪನಿಷತ್ತುಗಳಲ್ಲಿ ಬಂದ ದೃಷ್ಟಾಂತಗಳನ್ನು ತಗೊಂಡ್ಬಿಟ್ಟು ಹೇಗೆ ವಾಯುಜೀವತ್ತಮತ್ತು ಸಿದ್ಧವಾಗ್ತದೆ ಅಂತ ಹೇಳ್ತಾರೆ. ಅವು ದಿವ್ಯವಾದ ಶ್ಲೋಕಗಳಲ್ಲಿ ಬರತಕ್ಕಂಥ ಶ್ಲೋಕಗಳು ಅನುಪ್ರಾಸ ಸುರಿಮಳೆ. ವಾದಿರಾಜ ಸ್ವಾಮಿ ಕೃತಿಗಳು ಸ್ವತ್ತಾರ ಓದಿಬಿಟ್ರೆ ಒಬ್ಬ ಕವಿ ಆಗಿಬಿಡ್ತಾರೆ, ಓದೋಣ. ಅಷ್ಟರ ಮಟ್ಟಿಗೆ ಬರೀತಾರೆ. ಹೇರಂಬ ಕುಂಬಲ ಸೀತಾಮಲ ಕುಂಕುಮ ಅಂಕ ಮಾರಾರಿ ಪುತ್ರ ಕರಿಯೋತ್ರ ಪವಿತ್ರ ಗಾತ್ರ ಕಾರುಣ್ಯ ರೂಪ ಸುಕಲಾಪ ಮಹಾಪ್ರತಾಪ ಪ್ರಾರಬ್ಧ ಕಾರ್ಯ ಮುರುವೀರ್ಯ ಭವೇದ ವಿಘ್ನಂ ಕರಸ್ಥ ಬೀಜಪೂರಾಕ್ತ ಶುಂಡಾದಂಡ ಪಿಚಂಡಿಲ ವಿಘ್ನಾಧಿರಾಜ ಹಸ್ತೀಂದ್ರ ಮಸ್ತಕಾಯಾಸ್ತು ತೇ ನಮಃ. ಸಂಸ್ಕೃತನ ಅಷ್ಟು ಸಲೀಸಾಗಿ ಆಡಿಸಿದವರು ಅಂದರೆ ವಾದಿರಾಜ ಸ್ವಾಮಿಗಳು. ಆಚಾರ್ಯರ ವ್ಯಮುಖ ಭಾರತದ ಶೈಲಿಯಲ್ಲಿ ಅನೇಕ ಶ್ಲೋಕಗಳನ್ನು ಬರೀತಾರೆ. ರಮಾನಯಾಹಂಕೃತಿ ದೂರವೃತ್ತಿ ರಮಾನಯಾಹಂಕೃತಿ ದೂರವೃತ್ತಿ ರಮಾನಯಾಹಂಕೃತಿ ದೂರವೃತ್ತಿ ರಮಾನಯಾಹಂಕೃತಿ ದೂರವೃತ್ತಿ ಒಂದೇ ಲೈನ್ ಅದು. ಅರ್ಥ ಬಿಡಿಸ್ತಾ ಹೋದಂತೆ ಬೇರೆ ಬೇರೆ ಶುರುವಾಗುತ್ತದೆ. ಯೋ ನಿರ್ಮಮೇ ಶೇಷ ಪುರಾಣ ವಿದ್ಯಾಂ ಯೋ ನಿರ್ಮಮೇ ಶೇಷ ಪುರಾಣ ವಿದ್ಯಾಂ ಯೋ ನಿರ್ಮಮೇ ಶೇಷ ಪುರಾಣ ವಿದ್ಯಾಂ ಯೋ ನಿರ್ಮಮೇ ಶೇಷ ಪುರಾಣ ವಿದ್ಯಾಂ. ಯಮಕ ಭಾರತದಲ್ಲಿ ಒಂದೇ ಲೈನ ಶ್ಲೋಕ ನಾಲ್ಕು ರಿಪೀಟ್ ಮಾಡ್ತಾರೆ. ಹೊಸ ಅರ್ಥ ಪ್ರತಿ ಸರ್ತರು ಬೇರೆ ಬೇರೆ ಅರ್ಥ ಯಮಕಾಲಂಕಾರ ಬಂದ್ಬಿಡ್ತದೆ. ಅದೇ ರೀತಿ ರಮಾನಯ ಅಹಂಕೃತಿ ರುಕ್ಮಿಣಿ ಸೇವಿದೊಳಗೆ ಬರತಕ್ಕಂಥ ಶ್ಲೋಕ ಇದು. ಎಲ್ಲ ಓದ್ಬೇಕಾದ್ರೆ ಓದಿರೋ ಸ್ವಾರಸ್ಯ ಗೊತ್ತಾಗ್ತದೆ. ಅಂತ ಕೃತಿಯನ್ನು ಬರೆದು ಇಡೀ ಸಮಾಜಕ್ಕೆ ಗೌರವ ತಂದುಕೊಟ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ದುರ್ಮಾರ್ಗಕ್ಕೆ ಜನ ಹೋಗುವುದನ್ನು ತಪ್ಪಿಸಿದ್ರು. ಅದು ಬಹಳ ಮುಖ್ಯ. ಸನ್ಮಾರ್ಗವನ್ನು ಹಿಡಿಯಾಗೆ ಮಾಡಿದರು. ಪೂನಾದಲ್ಲಿ ವಿದ್ವತ್ ಕೇಂದ್ರ, ಪೂರಾ ಇವತ್ತಿಗೂ ವಿದ್ವತ್ ಕೇಂದ್ರ. ಕಾಶಿ ಪೂನಾ ಈ ಕಂಚಿ ಮೊದಲಾದವುಗಳ ಖ್ಯಾತಿ ಬಹಳ ವರ್ಷ ಹಳೆಯ ಖ್ಯಾತಿ ಅದು. ಇವತ್ತಿಗೂ ಅದರಲ್ಲಿ ಗೌರವ ಇದೆ. ಅಂಥ ಒಂದು ಕೀರ್ತಿನ ಅಲ್ಲಿ ಪಡೆದಂಥ ಹಿರಿಮೆ ವಾದಿರಾಜ ಸ್ವಾಮಿಗಳು. ಅಲ್ಲಿದ್ದಾಗಲೇ ಕೆಲವು ಸಾಮಾನ್ಯರು ಕೆಲವು ಉಪವಾಡವನ್ನು ತೋರಿಸ್ತಾ ಹೋಗ್ತಾರೆ. ಯಾವನೊಬ್ಬರು ಬಂದ, ತುಂಬ ವಯಸ್ಸಾದವರು, ಮಕ್ಕಳಾಗಬೇಕು ಅಂತ ಕೇಳಿದರು. ವಾದಿರಾಜ ಸ್ವಾಮಿಗಳು ನೋಡಿದರು, ನಿಮಗೆ ಆಗ ಸಂಭವ ಇಲ್ಲ ಅಂತ ಹೇಳಿಬಿಟ್ರು. ಆಗ ಸಂಭವ ಇಲ್ಲ ಅಂತ ಹೇಳಿದರು. ಅಷ್ಟೇ ಅಲ್ಲ, ನಿಮಗೆ ಏಳು ಜನ್ಮಕ್ಕೂ ಆಗೋದಿಲ್ಲ ಅಂತ ಹೇಳಿಬಿಟ್ರು ರೆಡಿ ಅಂತೇಳಿ. ಭಾರಿ ದುಃಖ ಆಯ್ತು ಅವರಿಗೆ. ಮುಂದೆ ಹೊರಟ್ಬಿಟ್ರು ಸಂಚಾರ ವಾದಿರಾಜ ಸ್ವಾಮಿಗಳು. ಬರೋವತ್ತು ಏನಾಯ್ತು ಗೊತ್ತೇನು, ಆ ದಂಪತಿಗಳು ಬಂದರು ವಾದಿರಾಜ ಸ್ವಾಮಿಗಳ ಹತ್ರ. ಒಂದು ಸ್ವಾಮಿಗೆ ಒಂದು ಮಗುನ ತೋರಿಸಿದ್ರು. ವಾದಿರಾಜ ಸ್ವಾಮಿ ಏನು ವಿಷಯ ಅಂತ ಕೇಳಿದರು. ಮಗು ಆಗೋದಿಲ್ಲ ಅಂತ ಹೇಳಿದ್ರಲ್ಲ, ಆಯ್ತು ನೋಡಿ ಅಂತ ಹೇಳಿದರು. ಇದು ಜನ ಹಠಕ್ಕೆ ಆಗೋದಿಲ್ಲ, ಅವ್ರ ಹತ್ರ ಹೇಳೋದು ಪದ್ಧತಿ ಮನುಷ್ಯರು. ನೀವು ಸೋತ್ರಿಯಾಗಿ ಗೆದ್ವಿ ಅಂತ ಹೇಳೋದು ಸೈಕಾಲಜಿ ಅವ್ರದ್ದು. ನೀವು ಆಗಲ್ಲ ಅಂತ ಹೇಳಿದ್ರಲ್ಲ, ಆಗಿದೆ ನೋಡಿ ಅಂದರು. ವಾದಿರಾಜ ಸ್ವಾಮಿಗಳು ನೋಡಿದರು, ಏನು ವಂಡರ್ ಮಾಡ್ತಾರೆ ಗೊತ್ತಾಗ. ತಕ್ಷಣ ಇವನು ವಾಕ್ಯಾರ್ಥ ಮಾಡೋಕ್ಕೆಲ್ಲ ಹೋಗಲಿಲ್ಲ. ಅವರೇ ಬಾಯಿ ಬಿಚ್ಚಿದ್ರು. ಸ್ವಲ್ಪ ಯಾವನೋ ಮಂತ್ರವಾದಿ ಬಂದಿದ್ದ, ಕೇಳಿದ್ದು ಕೊಟ್ಬಿಟ್ರು. ಆಗಲ್ಲ ಅಂದ್ರೆ ಮಾಡಿ ತೋರಿಸಿದ್ದು ನೋಡಿ ಅಂದ್ರೆ ತಕ್ಷಣ ವಾದಿರಾಜ ಸ್ವಾಮಿಗಳು ಕೈಯಲ್ಲಿ ನೀರು ಹಿಡ್ಕೊಂಡು ಮಂತ್ರ ಹೇಳಿ ಅದ್ರ ಮೇಲೆ ಹಾಕಿದ್ರಂತೆ. ನೋಡ್ತಾರೆ ಮುಗುವಲ್ಲ ದೊಡ್ಡ ಪಿಶಾಚಿ ಅದು ಅಂತ ತೋಷ್ಟು ನೋಡ್ತಾ ನಿಂತ್ಕೊಂಡ್ಬಿಟ್ಟಿದ್ದೆ ಅವ್ನು ಅಂತ ನಿಂತ್ಕೊಂಡ್ಬಿಡ್ತಂತೆ. ಅವ್ನು ಗಾಬರಿ ಚೀರ್ಕೊಂಡ್ಬಿಟ್ರಿ ಇವರು ತಂದೆ ತಾಯಿಗಳೆಲ್ಲ. ಅವಾಗ ಹೇಳ್ತಾರೆ ಏನೇನು ಅಂತ ಕೇಳ್ತಾರೆ. ಅದ್ರ ಬಾಯಲ್ಲಿ ಹೇಳು ಏನು ಅಂತ ಹೇಳಿದ್ರೆ ಅದು ಹೇಳಿದ್ರಂತೆ. ಮಂತ್ರವಾದಿ ಒಬ್ಬ, ಅವನು ವಾಮಾಚಾರಿ, ಅವನು ನರಬಲಿ ಕೊಡೋ ಅಭ್ಯಾಸ ಇದ್ದವನು. ಇವ್ರ ಮಂತ್ರದಿಂದಾಗಿ ಮಗು ಆಗ ಮಾಡಿದ್ದ, ಅವರಿಗೆ ಮಾಡಿದ್ದ. ಮುಂದೆ ಅವರು ಕೊಂದು ಕರ್ಕೊಂಡು ಬಾ ಅಂತ ಹೇಳಿದ್ದಂತೆ ಇಬ್ಬರು ಕೂಡ. ನೋಡಿದ್ಯಾ ಅಂತ ಹೇಳಿದ ತಕ್ಷಣ ಪಿಶಾಚಿ ಹೇಳಿದಂತೆ, ತಕ್ಷಣ ವಾದಿರಾಜ ಸ್ವಾಮಿಗಳು ಅದನ್ನ ನಾಶ ಮಾಡ್ತಾರೆ, ಹೋಗಿಬಿಡುತ್ತೆ ಪಿಶಾಚಿ. ಆಗ ಅರ್ಥ ಆಯ್ತು ಅವರಿಗೆ, ನಾವು ವಾದಿರಾಜ ಸ್ವಾಮಿಗಳು ಅವಮಾನ ಮಾಡಲಿಕ್ಕೆ ಅಂತ ಬಂದು ಒಂದು ಸದ್ಯ ಪ್ರಾಣ ಉಳಿಸಿದ್ರು. ಅವರೇ ಸುಮ್ಮನೆ ಇದ್ದಿದ್ರೆ ಸತ್ತು ಹೋಗ್ತಿದ್ರು ಇವರು ಪಾಪ. ಅವರು ತಮ್ಮ ಅವಮಾನ ಅಂತ ಭಾವಿಸ್ತೇನೆ, ಅವರು ಉದ್ಧಾರ ಮಾಡಿದ ಗುರುಗಳು ವಾದಿರಾಜ ಸ್ವಾಮಿಗಳು. ಇವತ್ತು ಅಂತ ನಡೀತದೆ, ಉದ್ಧಾರ ಮಾಡೋ ಜನ ಸಿಗೋದಿಲ್ಲ ಅಷ್ಟೇ. ತೋರಿಸ್ತಾರಲ್ಲ ಇವ್ ಚಿನ್ನ ಅಂತಂದಿದ್ದು ನೋಡಿದ್ರೆ ಹಿತ್ತಾಳೆ ಆಗಿರುತ್ತಲ್ಲ ಆ ಟೈಪ್ ಅದು. ಚಿನ್ನ ಎಷ್ಟು ಚೀಪ ಕೊಡ್ಕೊಂಬಂದಿ ಅಂತ ತೋರಿಸ್ತಾನೆ. ಚೀಪ ಚಿನ್ನ ಇದ್ರೆ ಚೀಪ್ ಆಗ್ಲಿಕ್ಕೆ ಫಸ್ಟ್ ಅದು. ಅದು ಕೋಟ, ಈ ಕೋಟ ನೋಟು ಕೋಟ ಚಿನ್ನ ಕೇಳಿರ್ತಾರೆ. ಕೋಟ ಮಗುನ ಕೊಟ್ಟದ್ದ ಎಂತ ರಾಕ್ಷಸ ಇರಬೇಕು ಕೋಟ ಮಗು. ಅದರ ಫಲಿತಾಂಶ ವಂಶ ಹಾಳಾಗ್ತಿತ್ತು, ಅವ್ರ ಪ್ರಾಣ ಹಾಳಾಗ್ತಿತ್ತು. ಅದನ್ನು ಬದುಕಿಸ್ತಾರೆ, ಹೇಳ್ತಾರೆ ಯಾಕೆ ಮಕ್ಕಳು ಅಂತ ಸಾಯ್ತೀರಿ ನೀವೀಗ, ಅದು ಬೇಕಿಲ್ಲ, ಜ್ಞಾನ ಬೇಕು, ಅದನ್ನು ಪಡ್ಕೊಡ್ರಿ ಅಂತ ಕೊಟ್ಟರಂತೆ. ಆಗ ಅನುಕೂಲವಾಯ್ತದೆ. ಒಳ್ಳೆ ಮಕ್ಕಳು ಕೊಟ್ಟರೆ ಯೋಚನೆ ಇರಲಿಲ್ಲ, ಹಠ ಮಾಡಿದ್ರೆ ಹೇಗೆ ಸಾಧ್ಯ ಇದು, ಇಲ್ಲ ಅಂತ ಹೇಳಿದ ಮೇಲೆ ಮತ್ತೆ ಕೇಳೋದಕ್ಕೆ ಹೋಗಬಾರ್ದು. ಅದು ತಪ್ಪ. ದೇವರ ಸಂಕಲ್ಪದಲ್ಲಿ ಜ್ಞಾನ ಮುಖ್ಯ ಹೊರತು ಉಳಿದು ಸೆಕೆಂಡರಿ. ಉಪದೇಶ ಮಾಡಿದ ಜ್ಞಾನ ಬಂತಂತವ್ರೆ ಅಂತದ್ದು. ಇನ್ನೊಂದು ಕಥೆನೂ ಹೇಳುತ್ತಾರೆ. ಇನ್ನೊಬ್ರು ಯಾರೋ ಇದ್ರು, ಒಳ್ಳೆ ಮರಾಠೀಸ್ ಅಂತ, ಅದೇ ಪ್ರಾಂತದಲ್ಲಿ ಓಡಾಡಬೇಕಾದ್ರೆ ಇಂಥ ಕತೆ ಕೇಳಿದ್ರಲ್ಲ. ಅವರು ಯಾರೋ ಒಬ್ಬರು ಕೇಳಿದರು, ಮರಾಠಿ ಸಂತ ಆತ ವಿಠಲ್ ಹತ್ರ ಮಾತಾಡ್ತಿದ್ದಂತೆ. ಅವೆಲ್ಲ ಅವರವರ ಭಾವನಾತ್ಮಕ ವಿಚಾರಗಳು. ಕೇಳಿದ ತಕ್ಷಣ ದೇವ್ರನ್ನ ಕೇಳಿ ಹೇಳ್ತೀರಿ ಅಂತ ಹೇಳಿದ. ದೇವ್ರನ್ನ ಕೇಳಿದಂತೆ ಅವ್ರ ಮಕ್ಕಳಾಗಲ್ಲ ಅಂತ ಹೇಳಿದ್ರಂತೆ. ಒಂದು ಹೇಳ್ತಾರೆ ದೇವ್ರನ್ನ ಕೇಳಿದೆ ಮಾಗಲ್ಲ ಅಂತ ಹೇಳಿದ್ರೆ ಹೋಗ್ರಿ ಅಂತ ಹೇಳಿಬಿಟ್ರು. ಹಾಗೆ ಹೋಯ್ತು. ವಾದಿರಾಸೋಳ ಅಲ್ಲಿಗೆ ಹೋದ್ರು ಮತ್ತೆ ಅದೇ ಊರಿಗೆ. ಅವರು ಬಂದರು, ವಾದಿರಾಸ ನಮಸ್ಕಾರ ಮಾಡಿದ್ರು. ಏನು ಬೇಕು ಅಂದ್ರು, ಮಕ್ಕಳು ಬೇಕು ಅಂತ ಕೇಳಿದ್ರು. ಇವರೇನು ಮಾಡಿದ್ರು, ಆಯ್ತು ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿ ದೇವ್ರನ್ನ ಕೇಳಿ ಹೇಳ್ತೀರಿ ಇವರು ಅಂದ್ರಂತೆ. ಆಮೇಲೆ ಇದು ಕೇಳಿದೆ ಕೊಟ್ಟರು ಮಗು ಆಗುತ್ತೆ ಅಂದ್ರೆ ಮಗು ಆಗೇ ಬಿಡುತ್ತೆ ಅವ್ರಿಗೆ. ನೋಡಿ ಆಗಲ್ಲ ಅಂತ ಅಲ್ಲಿ ಹೇಳಿದ್ರು, ಆ ಕೇಸ್ ಬೇರೆ, ಇದು ಆಗೋ ಕೇಸ್ ಇದು ಒಂದು. ಆಗೋಯ್ತು. ತಕ್ಷಣ ಏನು ಮಾಡಿದ್ರು ಅವರು, ಅವ್ರು ಹೇಳಿದರು ನೋಡಿ ನೀವು ಆಗಲ್ಲ ಅಂತ ಹೇಳಿದ್ರು, ದೇವ್ರನ್ನ ಕೇಳಿ ಆಗಲ್ಲ ಅಂತ ಹೇಳಿದ್ರೆ ನೀವೀಗ ವಾದಿರಾಜ ಸ್ವಾಮಿ ಮಗನ ಕೊಟ್ಟೇ ಬಿಟ್ರು ಅಂತ ಹೇಳಿದ್ರು. ಅದು ಸಿಟ್ಟು ಬಂತಂತ ಅದಕ್ಕೆ. ದೇವ್ರ ಹತ್ರ ಗಲಾಟೆ, ಇವ್ರ ಹತ್ರ ದೇವ್ರ ಹತ್ರ ಗಲಾಟೆ ಮಾಡಿದ್ದಂತೆ. ಏನು ಸ್ವಾಮಿ ದೇವರೇ, ವಾದಿರಾಜ ಸ್ವಾಮಿಗಳು ನಿನ್ನ ಭಕ್ತರು, ನಾನು ನಿನ್ನ ಭಕ್ತ, ನಾನು ಕೇಳಿದ್ರೆ ಆಗೋದಿಲ್ಲ ಅಂತೇಳಿ ಅವ್ರು ಕೇಳಿದ್ರೆ ಮಾಡಿಕೊಟ್ಬಿಟ್ಟಿಯಲ್ಲ. ಇನ್ಫ್ಲೂಯೆನ್ಸ್ ಮಾಡೋಕ್ಕಿಂತ ಪ್ರಸಂಗ ಎಷ್ಟೋ ನಡೆದೋಗಿಬಿಡುತ್ತೆ. ಒಬ್ರಿಗಾಗಿ ಇನ್ನೊಬ್ರಿಗೆ ಮಾಡಿಕೊಟ್ಬಿಟ್ಟಿರ್ತಾರೆ ಆಗಲೇ, ಆ ರೇಟ್ ಹೆಚ್ಚು ಕಡಿಮೆ ಆಗಿರುತ್ತೆ ಅಷ್ಟೇ, ಅದು ಬೇರೆ. ಇಲ್ಲಿ ಹಾಗಲ್ಲ, ಯಾಕೆ ಹೀಗಾಯ್ತು ಅಂತ ಕೇಳಿದ ತಕ್ಷಣ ಅವ್ರು ಹೇಳಿದ್ರಂತೆ, ದೇವ್ರು ಹೇಳಿದ್ರಂತೆ, ಭಾಳ ತಮಾಷೆಯಾಗಿದೆ ಉತ್ತರ ಅದು. ಅದು ನೋಡಯ್ಯ ನೀನೇನು ಕೇಳಿದಿ, ಇವ್ರು ಮಕ್ಕಳಾಗ ಯೋಗ ಇದೆಯಾ ಅಂತ ಕೇಳಿದಿ, ನಾನು ಇಲ್ಲ ಅಂತ ಹೇಳಿದೆ, ನೀನು ಅವ್ರಿಗೆ ಹೇಳಿದಿ ಅಷ್ಟೇನೆ. ಮತ್ತು ವಾದಿರಾದ್ರಿಗೆ ಯಾಕೆ ಕೊಟ್ಟಿ ಅಂತ ಕೇಳಿದರೆ, ವಾದಿರಾದ್ರಿಗೆ ಹಾಗೆ ಹೇಳಿದೆ. ಅವರಂದ್ರು ಸ್ವಾಮಿ ಲೆಕ್ಕ ನನಗೆ ಬೇಕಾಗಿಲ್ಲ, ನೀನು ಒಲ್ಲದ್ರೆ ಯಾವ ಲೆಕ್ಕ ಅದೆಲ್ಲ ಕೂಡ. ಅಲ್ಲಿ ಇನ್ಫಾರ್ಮೇಶನ್ ಕೇಳಕ್ಕೆ ನಾನು ಬಂದಿಲ್ಲ, ಮಕ್ಕಳಾಗುತ್ತೋ ಇಲ್ಲ ಅಂತ ಹೇಳಿ, ಮಕ್ಕಳಾಗಬೇಕಾಗಿದೆ ಅಷ್ಟೇ ಅಂತ ಹಠ ಹಿಡಿದ್ರು, ಅದು ಕೊಟ್ಟುಬಿಟ್ಟೆ ಅಂತ ಹೇಳಿದ್ರೆ. ಮಕ್ಕಳಾಗ ಹಠ ಹಿಡಿದ್ರು ಕೊಟ್ಟಿದ್ದೆ, ಹಠ ಹಿಡಿದ್ರು ಕೊಡ್ತಿದ್ದೆ ಅಂದ್ರಂತೆ. ಅಂದ್ರೆ ದೇವ್ರ ಕೆಲವು ಇರ್ತಾರಲ್ಲ, ಕೆಲಸ ಕಳ್ಳಕ್ಕೆ ಹೋಗ್ತಾರೆ ಯಾರನ್ನಾದ್ರೂ ಕೂಡ, ಆಗೋದಿಲ್ಲ ಅಂತಾರೆ. ಆಗಲಿಲ್ಲ ನಿಮ್ಮ ಹತ್ರ ಯಾಕೆ ಬರ್ಬೇಕು ಮತ್ತೆ ಗೊತ್ತಿತ್ತು, ಆಗೋದಿಲ್ಲ ಅಂತೇಳಿ. ನಿಮ್ಮ ಹತ್ರ ಬಂದ್ರೆ ಆಗಬೇಕು, ಅದು ದೊಡ್ಡದು ಅಂತ ಹೇಳ್ತಾರೆ. ಆ ತರ ದೇವ್ರ ಹತ್ರ ಆಗಲ್ಲ ಅನ್ಸ್ಕೊಳ್ಳೋದು, ದೇವ್ರ ಹತ್ರ ಯಾಕೆ ಹೋಗ್ಬೇಕು ಈ ಮತ್ತೆ. ಅವ್ರು ಕೇಳು ಅಂತ ಕೇಳಿದ್ರು ಕೊಟ್ಟೆ ಅಷ್ಟೇನೆ. ಅಂದ್ರೆ ವಾದಿರಾಜ ಸ್ವಾಮಿಗಳ ಭಕ್ತಿ ನಿಮ್ ಭಕ್ತಿಗಿಂತ ಭಾರಿ ದೊಡ್ಡದು ಅಂತ ಹೇಳಿದಾಗ ಅವರಿಗೆ ಮುಖ ಚಿಕ್ಕದಾಯ್ತು ಅಂತ ಹೇಳ್ತಾರೆ. ಇದೆಲ್ಲ ಯಾತಕ್ಕೆ ಅಂದ್ರೆ ದೇವ್ರ ಹತ್ರ ಕೆಲಸ ಮಾಡಿಸ್ಕೋಬೇಕು, ಅವ್ರು ಏನಿರ್ಬೇಕು ಅದಕ್ಕೆ. ಭಕ್ತಿ ಇದ್ರೆ ಕೆಲಸ ಆಗ್ತದೆ ಹೊರತು ಸುಮ್ಮನೆ ಇನ್ಫಾರ್ಮೇಶನ್ ಕೇಳಿದ್ರೆ ಜನರು ಉದ್ಧಾರ ಆಗ ಸಾನ್ಸಸ್ ಇಲ್ಲ ಅಂತ ಹೇಳಿದ್ದಾರೆ. ಇದೇ ರೀತಿ ಮಾಡ್ತಾ ಅವರು ದಿಲ್ಲಿ ಪ್ರಾಂತಕ್ಕೆ ಹೋದ ಕಾಲಕ್ಕೆ ಎಲ್ಲೋ ಒಂದ್ ಕಡೆ ಶಿಷ್ಯರು ಮಂಟಪ ಹಾಕಿದ್ರು ಪೂಜೆಗೋಸ್ಕರ. ಆ ಶಿಷ್ಯರು ಅವಾಂತರ ಮಠದಲ್ಲಿ ಬೇಕಷ್ಟು ಮಾಡ್ತಾರಂತವನ್ನ ಯಾವುದೇ ಜಾಗ ಕಂಡ್ರೆ ಕ್ಲೀನ್ ಹಾಕೇ ಬಿಡ್ತಾರೆ, ಹಾಕೇ ಬಿಟ್ರು. ಇವ್ರು ಪೂಜೆ ಕೂತೇ ಬಿಟ್ರು. ಯಾರೋ ಬಂದು ಹೇಳ್ತಾರೆ, ಸ್ವಾಮಿ ಪೂಜೆ ಮಾಡಿರೋ ಜಾಗ ಅಂತದ್ದಲ್ಲ ಇದು, ಗೋರಿ ಇದು ಅಂತ. ನೀಟ್ ಸುಲ್ತಾನ್ ಮಗನ ಗೋರಿ ಆದ್ರಿಂದ ಒಳ್ಳೆ ನೀಟಾಗಿ ಕಟ್ಟಿದ್ರು ಅಷ್ಟೇನೆ. ಇದು ಪೂಜಾ ಪೀಠ ಅಲ್ಲ ಇದು, ಇದು ಸ್ಮಶಾನ ಅಂತ ಕರೆದಾಗ ವಾದಿರಾಜ ಸ್ವಾಮಿ ಉಳಿದವರಾಗಿದ್ದರೆ ಶಿಷ್ಯರಿಗೆ ಶಾಪ ಹಾಕಿ ಇದನ್ನು ಮಾಡಿ ಗಲಾಟೆ ಎಬ್ಬಿಸಿ ಏನೇನೋ ಆಗೋಗ್ಬಿಡ್ತಿತ್ತು. ಏನು ಹೇಳುತ್ತೆ, ಏನು ಯೋಚನೆ ಮಾಡಿ ವಾದಿರಾಜ ಸ್ವಾಮಿಗಳು, ನಮ್ಮ ದೇವರು ಕೂತಿದ್ದಾರೆ ಅಂದಮೇಲೆ ಅದು ಮಗು ಸತ್ತಿರಲು ಸಾಧ್ಯನೇ ಇಲ್ಲ ಅಂತ ಹೇಳಿಬಿಡ್ತಾರೆ. ಇದು ಸಿದ್ಧ ಅಂತ ಅಂದರೆ ಅದು ಋಷೀಣಾಂ ಪುನರಾಧ್ಯಾನ ಮಾಚಮರ್ಥೋನು ಧಾವತಿ. ಆ ಮಗು ಸತ್ತಿಲ್ಲ, ಸತ್ತಿದ್ರೆ ನಮ್ಮ ದೇವರು ಇಲ್ಲಿ ಕೂಡ್ತಿದ್ದಿಲ್ಲ. ಆಯ್ತಾ, ಪವಿತ್ರಾಣಾಂ ಪವಿತ್ರಂಯೋ ಮಂಗಲಾನಾಂಚ ಮಂಗಲಂ. ಭಗವಂತ ಪರಮ ಪವಿತ್ರ, ಅವನು ಮುಟ್ಟಿದ ಮೇಲೆ ಪರೀಕ್ಷಿತ ರಾಜ ಡೆಡ್ ಬಾಡಿ ಕೃಷ್ಣ ಮುಟ್ಟಿದ ತಕ್ಷಣ ಬದುಕಿಬಿಟ್ಟ. ಅಂದಮೇಲೆ ಇಲ್ಲೂ ಕೂಡ ಬದುಕಿರಲೇಬೇಕು ಅಂದ್ರಂತೆ. ಆ ಸುದ್ದಿ ತಕ್ಷಣ ಆತನಿಗೆ ಹೋಯಿತು. ಯಾರೋ ಶ್ರೀಮಂತರಿಗೆ ಹೋದರೆ ಆಗ್ತದೆ, ಅವ್ರು ಸುಲ್ತಾನ ಕೇಳಬೇಕು, ಓಡಿ ಬರ್ತಾನೆ. ನೋಡ್ತಾರೆ, ತೆಗೆಸ್ತಾರೆ, ತೆಗೆದು ನೋಡಿದರೆ ಮಗುವಿನ ದೇಹ ಅಲ್ಲಿದೆ. ತಕ್ಷಣ ವಾದಿರಾಜ ಸ್ವಾಮಿಗಳು ಪ್ರೋಕ್ಷಿಸಿ ಹಾಕಿದರಂತೆ, ಎದ್ದು ಕೂತು ಬಿಟ್ಟಿದ್ದ ರಾಜಕುಮಾರ ಅವರು. ಆ ಕ್ಷಣಕ್ಕೆ ಎಷ್ಟು ಆನಂದ ಆಗಿರಬೇಕೋ ಲೆಕ್ಕನೇ ಇಲ್ಲ. ಬಹುಶಃ ಜಗತ್ತಿನಲ್ಲಿ ತಂದೆ ತಾಯಿಗಳು ಅತಿ ಹೆಚ್ಚು ಆನಂದ ಕಾಣ್ತಕ್ಕಂಥ ಸ್ಥಳ ಅಂದರೆ ಮಕ್ಕಳ ಬಗ್ಗೆ. ಅದು ಸತ್ವಗೂ ಬದುಕಿತು ಅಂತ ಕೇಳಿದರೆ ಕೈಕಾಲು ಮುರ್ಕೊಂಡು ಬದುಕಿದ್ರು ಖುಷಿಯಾಗುತ್ತೆ ಅವರಿಗೆ. ಅಂತ ಹೊತ್ತಿನಲ್ಲಿ ಅನಾಮತ್ತಾಗ ಬದುಕಿದ್ರೆ ಎಷ್ಟು ಖುಷಿಯಾಗಿರ್ಬೇಕು, ಏನಕ್ಕೆ ಆನೆ ಕೊಡಬೇಕು ಅಂದ, ಬೇಕಿಲ್ಲ ಅಂತ ಹೇಳಿದರು. ಅದು ಕೊಡ್ತೀನಿ ಇದು ಕೊಡ್ತೇನೆ ಅಂದರೆ ಎಸ್ಗೊಳ್ಳಿಲ್ಲ. ಕೊನೆಗೆ ಆನೆಗಳ ಮೇಲೆ, ಒಂಟೆಗಳ ಮೇಲೆ, ಮಗನ ಪ್ರಾಣದ ಬೆಲೆ ನೆನಪಿರ್ಬೇಕು ನಾವಾಗ. ಅಷ್ಟೆಲ್ಲ ಹಾಕಿ ಕೊಟ್ಟರೆ ಕಣ್ಣೆತ್ತಿ ನೋಡ್ಲಿಂದು ವಾದಿರಾಜಸ್ವಾಮಿ. ಕೊನೆಗೆ ಏನು ಮಾಡಿದ್ರಂತೆ, ಅವ್ರು ಹಿಂದಿಂದ ಕಳಿಸ್ಕೊಟ್ಟಂತೆ, ಎಲ್ಲ ಹೋಗ್ಲಿ ಬಿಡಬೇಡ ಹಿಂದೆ ಹೋಗ್ಲಿಕ್ಕೆ. ಕೊನೆಗೆ ಅವ್ರು ಏನು ಮಾಡಿದ್ರಂತೆ, ಉಡುಪಿವರೆಗೂ ಬಂದ್ರಂತೆ. ಅವೆಲ್ಲ ಹಾಗೆ ಬಂದಂತೆ ಉಡುಪಿಗೆ, ಆಗಲೂ ಆಗ್ರಹ ಮುಟ್ಲಿಲ್ವಂತೆ. ಎಲ್ಲ ಭೂಗತ ಮಾಡಿಸಿಬಿಟ್ಟು ಅಲ್ಲಿ ನಾಗಪ್ರತಿಷ್ಠಾಪನೆ ಮಾಡಿಸ್ತಾರೆ. ಇವತ್ತಿಗೂ ಆ ಸ್ಥಳ ನೋಡ್ತೇವೆ, ಸುಬ್ರಹ್ಮಣ್ಯ ದೇವಸ್ಥಾನ ಅಂತ ಏನು ಕರೀತಾರೆ. ವಾದಿರಾಜ ಅವಳು ಭೂಗತ ಮಾಡಿರ್ತಕ್ಕಂಥ ಐಶ್ವರ್ಯ ಮುಂದೆ ಯಾರು ಉಪಯೋಗಿಸಿ ನಮಗಂತೂ ಬೇಕಿಲ್ಲ. ಇದು ಅವರ ನಿಸ್ಪೃಹತೆ. ಒಂದು ಕಡೆ ನೋಡಿದರೆ ಸಿದ್ಧಿ, ಇನ್ನೊಂದು ಕಡೆ ನೋಡಿ ನಿಸ್ಪೃಹತೆ. ಎಷ್ಟೋ ಜನ ಸಿದ್ಧಿ ದುರುಪಯೋಗ ಮಾಡ್ಕೊಂಡ್ಬಿಡ್ತಾರೆ. ಯಾವುದೋ ಒಂದು ಪುರುಷಾರ್ಥ ಸಿಕ್ಕುತ್ತೆ ಅಂತ ಹೇಳೋದಾದ್ರೆ ಸಿದ್ಧಿನೆಲ್ಲ ಎನ್ಕ್ಯಾಶ್ ಮಾಡ್ಕೊಂಡ್ಬಿಡ್ತಾರೆ. ಸಿದ್ಧಿನ ಎನ್ಕ್ಯಾಶ್ ಮಾಡಿಕೊಂಡ್ರೆ ಸಿದ್ಧಿ ಇಡಲಂತೆ ಆಗುತ್ತೆ, ನೆನಪಿರ್ಬೇಕಾಗುತ್ತೆ. ಅಕೌಂಟ್ ಚೆಕ್ ಕೊಡ್ತಾ ಹೋದ್ರೆ ಖಾಲಿ ಆಗ್ಬೇಕಲ್ಲ ಅಕೌಂಟ್, ಆ ಟೈಪ್. ಇವ್ರು ಹಾಗಲ್ಲ, ಉಳಿಸಿ ತೋರಿಸ್ತಾರೆ. ಅಂದ್ರೆ ವೈರಾಗ್ಯದ ಇನ್ನೊಂದು ಮುಖವನ್ನು ಕಾಣುತ್ತೀರ. ಇಲ್ಲಿ ಸಿದ್ಧಿರು ಇರೋದಿಲ್ಲ, ಬುದ್ಧಿನೂ ಇರೋದಿಲ್ಲ, ಆ ವಿಚಾರ ಬೇರೆ. ಇಂಥವ್ರು ಉಳಿಸ್ಕೊಳ್ಳೋಕೆ ಬರೋದಿಲ್ಲ ಬಹಳಷ್ಟು ಜನಕ್ಕೆ, ಏನೋ ಮಾಡಿ ಕಳ್ಕೊಂಡ್ಬಿಡ್ತಾರೆ. ಆದರೆ ವಾದಿರಾಜ ಸ್ವಾಮಿಗಳು ತೋರಿಸಿಕೊಡ್ತಾರೆ, ಇನ್ನೊಬ್ರು ಕೊಟ್ಟರೆ ತಗೊಳ್ಳಿ, ದೊಡ್ಡ ಸ್ಥಿತಿ ಏನೂ ಇಲ್ಲ. ಈಶಾವಾಸ್ಯ ಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಪುಂಜೀತಾಹ ಮಾಗೃಹ ಕಸ್ಯ ಸಿದ್ಧನ. ಇನ್ನೊಬ್ಬರಿಂದ ವಸ್ತು ಬಯಸಿದ ಅಂದರೆ ಅವನು ಚಿಕ್ಕವನಾಗ್ತಾನೆ, ದೊಡ್ಡವನಾಗೋದಿಲ್ಲ. ಅದು ನಮಗೆ ಗೊತ್ತಾದ್ರೆ ಇಡೀ ಸಮಾಜ ಚೇಂಜ್ ಆಗಿಬಿಡುತ್ತೆ. ಇಸ್ಕೊಳ್ಳೋದು ನಮ್ಮ ಹಕ್ಕು ಅಂತ ತಿಳ್ಕೊಂಡ್ಬಿಟ್ಟಿದ್ದೇವೆ ನಾವು. ಇಸ್ಕೊಳ್ಳೋದು ಹಕ್ಕು, ಕೊಡೋದು ನಮ್ಮ ಹಕ್ಕು ಅಂತಾಗಬೇಕು. ಯಾವಾಗ ನಾವು ಕೊಡ್ತೇವೆ ಅಂತ ಹಾಕ್ತೇವೆ, ಆಗ ದೇವರು ನಮಗೆ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ನಾವು ಕಂಡರು ಇಸ್ಕೊಳ್ಳೋಕೆ ಹೋದ ದೇವರು ಏನು ಮಾಡ್ತಾನೆ, ಮತ್ತೆ ನಿಮಗಾಗಿ ನಾನೇ ಕೊಡಬೇಕು ಅಂತೇಳಿ ಹಾಗೆ ಇಸ್ಕೋತಾ ಇದ್ದೀರಲ್ಲ, ಅಡ್ಜಸ್ಟ್ ಮಾಡ್ಕೋಬಿಡಿ ಅಂತ ಹೇಳಷ್ಟೇ. ಯಾವಾಗ ಇನ್ನೊಬ್ಬರಿಗೆ ಕೊಟ್ಟರೆ, ಯಾವಾಗ ಗ್ರಾಂಟ್ ಕೊಡೋದು ಖರ್ಚು ಮಾಡಿದರೆ ಹೊರತು, ಇಸ್ಕೊಂಡ್ರೆ ಯಾರು ಗ್ರಾಂಟ್ ಕೊಡೋದಿಲ್ಲ. ಸರ್ಕಾರ ಗ್ರಾಂಟ್ ಕೊಡೋದು ಅದನ್ನು ವಿನಿಯೋಗ ಮಾಡ್ತಿದ್ರೆ ಮಾತ್ರ. ಯಾರು ದೇವರು ಕೊಡು ವಿನಿಯೋಗ ಮಾಡ್ತಾರೋ ಆಗ ಭಗವಂತ ಅವರಿಗೆ ಅಕ್ಷಯ ಮಾಡಿ ಕೊಡ್ತಾನೆ. ಇಲ್ಲದೆ ಹೋದರೆ ಎಲ್ಲ ಸುಕ್ಷಯ ಆಗುತ್ತೆ. ಅದನ್ನು ತೋರಿಸಿಕೊಟ್ಟ ಹಿರಿಮೆ ವಾದಿರಾಜ ಸ್ವಾಮಿಗಳದಾಯಿತು. ಗ್ರಂಥಗಳ ರಚನೆಯೂ ಹಾಗೇನೆ, ಉದ್ಧಾರನೂ ಹಾಗೇನೆ. ಜೊತೆಗೆ ಹಯಗ್ರೀವ ದೇವರ ಪೂಜಾ ವಿಶೇಷವಾದಂತಹ ಉಪಾಸಕರು ವಾದಿರಾಜ ಸ್ವಾಮಿಗಳು. ಹಯಗ್ರೀವ ದೇವರು ಉಪಾಸನೆ ಯಾರು ಮಾಡ್ತಾರೋ ಅವರಿಗೆ ವಿದ್ಯೆ ಭಾರಿ ಜಾಸ್ತಿ ಬರುತ್ತೆ. ಅವರೇ ಸ್ತೋತ್ರ ಬರೀತಾರೆ, ಹಯಗ್ರೀವ ಸಂಪದಾ ಸ್ತೋತ್ರ ಅಂತ ಹೆಸರು. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜನ್ಹುಕನ್ಯಾ ಪ್ರವಾಹವತ್. ಯಾರು ಹಯಗ್ರೀವ 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 ಹಯ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ, ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಭಾರ ಹೊರಬನು ಅಂತ ಹೇಳ್ತಾರೋ, ಹಾಗೆ ಹಯಗ್ರೀವ 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 ಅಂತ ಮೂರು ಸರ್ತಿ ಯಾರಂತಾರೋ ಅವರ ಬಾಯಿಂದ ಮಾತುಗಳು ಗಂಗಾ ಪ್ರವಾಹ ಬಂದ ಬರುತ್ತೆ ಅಂತ ಹೇಳ್ತಾರೆ. ಅದು ಹಯಗ್ರೀವ ದೇವರಿಂದ ಎಲ್ಲ ವಿದ್ಯೆಗಳು ಹೊರಗೆ ಬಂದಿದ್ದೆ ಹಯಗ್ರೀವರದು ಪರಮಾತ್ಮನಿಂದ. ಹಯಗ್ರೀವ ಮಂತ್ರ ಇರೋದೇ ಹಾಂ ಹಯಗ್ರೀವಾಯ ನಮಃ ಅಂತ ಹೇಳಿದರೆ ವಿದ್ಯಾ ಸಿದ್ಧಿ ಆಗಬೇಕು ಅಂತ ಹೇಳಿದ್ದಾರೆ. ಅಷ್ಟು ಶಕ್ತಿ ವಿಶಿಷ್ಟವಾದ ವಿಶೇಷ ದೇವರ ಆರೂಪಕ್ಕೆ ಉಂಟು. ವಾದಿರಾಜರು ಆರೂಪದ ಉಪಾಸಕರು. ಇವು ಶ್ಲೋಕತ್ರಯವನ್ನು ಬರೀತಾರೆ, ಅಷ್ಟಕ ಬರೀತಾರೆ, ಎಷ್ಟೆಷ್ಟೋ ಬರೆದ ಹೆಗ್ರೀವ ದೇವರು ತುಂಬ ಬರೆದಾರೆ ವಾದಿರಾಜ ಸ್ವಾಮಿಗಳು. ನಮ್ಮ ಜನಕ್ಕೆ ಗೊತ್ತು, ಇಷ್ಟಾದರೂ ಜನ ಹೇಳೋದಿಲ್ಲ ಅಂತ ಗೊತ್ತು ಅವರಿಗೆ. ಅವ್ರಿಗೆ ಊಟ ಮಾಡ್ಬೇಕಾದ್ರೆ ಹೇಳಿ ಅಂತೇಳಿ ಹಯಗ್ರೀವ ಅಂತ ಬಿಸ್ನೇ ಮಾಡಿಬಿಟ್ರು, ಬಿಡಲಿಲ್ಲ ಅವರು. ಹಯಗ್ರೀವ ಹಾಕ್ರಿ ಹಯಗ್ರೀವ ಹಾಕ್ರಿ ಹಯಗ್ರೀವ ಹಾಕ್ರಿ ಒಂದೊಂದಾರು ಜ್ಞಾನ ಬರಲಿ ಕೊನೆ ಪಕ್ಷ ಇವರಿಗೆ ಅಂಥೇಳಿ ಒಂದು ತಿಂಡಿ ಒಂದು ಒಳ್ಳೆ ಸ್ವೀಟಿನ ಹೆಸರು ಇಟ್ಟರು ಪುಣ್ಯಾತ್ಮರು. ಒಂದು ಸ್ವೀಟು ಒಂದು ಖಾರ, ಗುಳ್ಳ ಖಾರ ಹಾಕಿದ್ರು, ಇದು ಸ್ವೀಟು. ಇದು ನಮ್ಮ ಜನಕ್ಕೆ ಇದು ಬಿಡಿಸಿದ ಅರ್ಥ ಆಗದೆ ಹೋದ್ರೆ ಕನಿಷ್ಠ ಪಟ್ಟ ಇದಾರ ಅರ್ಥ ಆಗಲಿ ಅಂತ ಮಾಡಿದ ಹಿರಿಮೆಯವರು. ಅದು ಎಲ್ಲರಲ್ಲೂ ವಾದಿರಾಜ ಸ್ವಾಮಿಗಳ ಒಂದು ಪಾತ್ರ ಇದೆ, ಪ್ರಾಕ್ಟಿಕಲ್ ಥಿಂಕಿಂಗ್, ಅದು ಮುಖ್ಯ. ಒಬ್ಬ ಈ ವಿಷನ್ ಇಲ್ಲದೆ ಹೋದ್ರೆ ಮಠಾಧೀಶ ಆಗ್ಲಿಕ್ಕೆ ಆಗೋದಿಲ್ಲ. ಅದ್ರದ್ದು ಒಬ್ಬ ಲೆಕ್ಚರರ್ ಇರ್ತಾರೆ, ಪಾಠ ಮಾಡಿಕೊಂಡು ಸಾಕು, ಯಾರು ಕೇಳೋದಿಲ್ಲ. ಆತನ ತನ್ನ ಸಬ್ಜೆಕ್ಟ್ ಆಯ್ತು ತಾನಾಯ್ತು, ಹೆಚ್ಚೋಡಿ ಆಗ್ತಾನೆ. ಎಂಟೆ ಡಿಪಾರ್ಟ್ಮೆಂಟ್ ರೆಸ್ಪಾನ್ಸಿ ಬಿಟ್ಟಿರ್ದಾಗ ತಾ ಪಾಠ ಮಾಡ್ಕೊಂಡು ಕೇಳೋದಿಲ್ಲ, ಡಿಪಾರ್ಟ್ಮೆಂಟ್ ನೋಡ್ಕೋಬೇಕಾದಾಗ ಪ್ರಿನ್ಸಿಪಾಲ್ ಆಗಿಬಿಡ್ತಾನೆ. ಆಲ್ ಡಿಪಾರ್ಟ್ಮೆಂಟ್ ನೋಡ್ಕೋಬೇಕಾಗ್ತದೆ. ಆಲ್ ಡಿಪ್ ಬರೀ ಪ್ರಿನ್ಸಿಪಾಲ್ ಪಾಠ ಮಾಡ್ತಾ ಹೋದ ಲೆಕ್ಕ ಅಲ್ಲ, ಎಂಟೈರ್ ಡಿಪಾರ್ಟ್ಮೆಂಟ್ ಆತನದು. ಮಠಾಧೀಶರು ಅಂದ್ರೆ ಎಂಟೈರ್ ಸಮಾಜದ ಜವಾಬ್ದಾರಿ ಇರ್ತದೆ ಅವರಿಗೆ. ಒಂದೇ ಕೆಲಸ ಮಾಡಿದರೆ ಆತ ಎಂದೂ ಕೂಡ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಲು ಸಾಧ್ಯ ಇಲ್ಲ. ಇವತ್ತು ಮಠಾಧೀಶರು ಆಲ್ ಹೆಡ್ ಅವರು. ಅದು ಆಲ್ ರೌಂಡ್ ಗ್ರೇಟ್ನೆಸ್ ಇಲ್ಲದೆ ಹೋದರೆ ಅವರ ಸಮಾಜ ಉದ್ಧಾರ ಆಗಲು ಸಾಧ್ಯ ಇರೋದಿಲ್ಲ. ಅದನ್ನು ಹೇಳೋದಕ್ಕೋಸ್ಕರ ವಾದಿರಾಜ ಸ್ವಾಮಿಗಳು ಈ ರೀತಿ ಎಲ್ಲ ಮಾಡ್ತಾ ಬಂದರು. ಆ ಸಮಯಕ್ಕೆ ಒಬ್ಬ ಶಿಲ್ಪಿ ಎರಕ ಹಾಕಿದ. ಹಯಗ್ರೀವ ದೇವರು ಮಾಡುವ ಉದ್ದೇಶ ಅವನಿಗೆ ಇರಲಿಲ್ಲ, ಗಣೇಶನ ಮಾಡಲಿಕ್ಕೆ ಅಂತ ಹೇಳಿ ಎರಕ ಹೊಯ್ದು ಹಾಕಿದ. ಆದರೆ ಅದು ಗಣೇಶ ಆಗಲಿಲ್ಲ, ಹಯಗ್ರೀವ ಆಗಿಬಿಡ್ತು. ಅವ್ರು ಹಯಗ್ರೀವ ಗೊತ್ತೇ ಇಲ್ಲ ಈ ಮಧ್ಯೆ ಅವನಿಗೆ. ಹಯಗ್ರೀವ ಏನಿದೆ, ಏನೋ ಎಡವಟ್ಟಾಯ್ತಲ್ಲ ಅಂತ ಆತನ ಪ್ರಕಾರ. ಏನೋ ಮಾಡಕ್ಕೆ ಏನೋ ಮಾಡ್ಕೊಬಿಡೋದು ಮಾತು ಹೇಳ್ತಾರೆ. ಗಣೇಶನ ಮಾಡಕ್ಕೆ ಹೋದ್ರೆ ಅಪ್ಪನ ಮಾಡಿದೆ ಅಂತ ಹೇಳ್ತಾರಲ್ಲ, ಆ ತಾತನ್ ಮಾಡಿದೆ ಅಷ್ಟೇ, ಅಪ್ಪನ ಮಾಡಲಿಲ್ಲ, ತಾತನ್ ಮಾಡಿಬಿಟ್ಟ. ತಾತ ಅಂದ್ರೆ ರುದ್ರದೇವರು, ಅತ್ತ ಅಪ್ಪ ಅಂದ್ರೆ ರುದ್ರದೇವರು, ತಾತ ಅಂದ್ರೆ ಹಯಗ್ರೀವ ದೇವರು. ಆತ ಬಹಳ ಸಿಟ್ಟು ಬಂತು, ಯಾರು ಆರ್ಡರ್ ಕೊಟ್ಟಿದ್ರು ಅಂತ ಕಾಣಿಸ್ತದ ಪಾಪ. ಅವ್ರು ಬೈತಾರೆ ಬಿಡ್ತಾರ, ಅದಕ್ಕಾಗಿ ಅದನ್ನು ರಿಪೇರಿ ಮಾಡಕ್ಕೆ ಅಂತ ನೋಡಿದ. ಅದು ಭಾರಿ ಬಿಸಿ ಇತ್ತಲ್ಲ, ಸ್ವಲ್ಪ ಆರಿನ ಮೇಲೆ ಮಾಡೋಣ ಅಂತ ಇದ್ದ. ಆರ್ಲೇ ಇಲ್ಲ, ಅದು ಎಷ್ಟು ದಿವಸ ಆದ್ರೂ ಕೂಡ ಬೆಂಕಿ ಹಾಗೆ ಇದೆ, ಇದೇನಿದು ಅಂತ ಯೋಚನೆ ಮಾಡಿದಾಗ ಸೊಪ್ಪರಾಯ್ತು. ಮುಟ್ಲಕ್ಕೆ ಹೋಗ್ಬೇಡ ಅಂತೆ, ಮುಟ್ಲಕ್ಕೆ ಹೋಗ್ಬೇಡ ನಿನ್ನ. ಇವರಿಗೂ ದೊಡ್ಡ ಜ್ಞಾನಿಗಳು ಬಂದಿದ್ದಾರೆ, ಅವ್ರನ್ನ ಕರ್ಕೊಂಡು ಅವ್ರು ಹೇಳು ಕರ್ಕೊಂಡು ಹೋಗ್ತಾರೆ, ನೀವು ಮುಟ್ಟಬೇಡ ಅಂತ ಹೇಳಿಬಿಟ್ರೆ ತಷ್ಟ ಅವನಿಗೆ ಅರ್ಥ ಆಯ್ತು. ಮುಟ್ಟ ಸ್ಥಿತಿ ಇರಲೇ ಇಲ್ಲ ಬೆಂಕಿ ಅದು. ಹೋಗಿ ಪ್ರಾರ್ಥನೆ, ಅವ್ರಿಗೆ ಸ್ವಪ್ನ, ನಾ ಅವ್ರ ಮನೆ ಕೂತು ದಿವಸ ಹೊಡಿದಲ್ಲಿ ತಯಾರು ಮಾಡ್ತಿದ್ದಾರೆ ಕರ್ಕೊಂಡು ಹೋಗುವಂತ ಅವರಿಗೆ ತೋಳು ಕಾಯ್ಲೆ ಹೊಡಿಲೆ ಕಾಯ್ತಾ ಇತ್ತು ಅಂದ್ರೆ ಸಮನೆ ಅವನು ಬೇಗ ಕರ್ಕೊಂಡು ಹೋಗಿ ಅಂತ ಮಾದರಿ ಸ್ವಾಮಿಯ ಸ್ವಪ್ನ. ಅಲ್ಲಿ ಬಂದು ನೋಡಿದರೆ ಸಾಕ್ಷಾತ್ ಹಯಗ್ರೀವ ದೇವರು, ಅವನ ಪ್ರಕಾರ ಏನೂ ಅಲ್ಲ ಇವರು ನೋಡಿ ಸಾಕ್ಷಾತ್ ಹಯಗ್ರೀವ ದೇವರು. ಆದ್ರೆ ವಾದಿರಾಜ ಸ್ವಾಮಿ ಇವತ್ತು ಮಠದಲ್ಲಿದೆ ಹಯಗ್ರೀವ ದೇವರು. ಇವತ್ತಿಗೂ ನಿತ್ಯ ಪೂಜೆಯ ಆಚಾರ ಕೊಟ್ಟು ಭೂವರಹ ಪ್ರಧಾನ ದೇವರು, ಅನಂತರದ ಪ್ರಧಾನ ದೇವರು ಅಂದರೆ ಹಯಗ್ರೀವ ದೇವರೇ. ಅದು ಈ ರೀತಿ ಬಂದ ಹಯಗ್ರೀವ ದೇವರು ವಾದಿರಾಜ ಸ್ವಾಮಿಗಳೇ. ಅದೇ ರೀತಿಯಲ್ಲಿ ವಾದಿರಾಜ ಸ್ವಾಮಿ ಹಯಗ್ರೀವ ಉಪಾಸಕರಾಗಿದ್ದರು ಗುರುತು ಅಸಾಧಾರಣವಾದ ಗ್ರಂಥರಚನಾದಿಗಳೆಲ್ಲ ಅದರ ಸಿದ್ಧಿಯಂತ ಜಗತ್ತಿ ತೋರಿಸಿಕೊಡ್ತಾ ಇದ್ದ. ಅಷ್ಟೇ ಅಲ್ಲ, ವಾದಿರಾಜ ಸ್ವಾಮಿಗಳು ಸ್ವತಃ ತಾವು ಹಯಗ್ರೀವ ಮೂರ್ತಿಗಳನ್ನು ಮಾಡಿದ್ರಂತ. ಆಮೇಲೆ ಇದು ಒಲಿದು ಬಂದ ಹಯಗ್ರೀವ ಮಠದಲ್ಲಿದ್ದಾರೆ, ಇನ್ನು ಎಂಟು ಮಾಡಿಸಿಬಿಟ್ಟು ಎಂಟು ಮುಳಿದ ಎಲ್ಲ ಮಠಕ್ಕೆ ಕೊಟ್ಟಿದ್ದಾರೆ. ಇವರು ಎಲ್ಲ ಮಠಗಳಲ್ಲೂ ಕೂಡ ಉಡುಪಿ ಮಠಗಳಲ್ಲಿ ಹಯಗ್ರೀವ ದೇವರಿದ್ದಾರೆ. ಅದು ವಾದಿರಾಜ ಸ್ವಾಮಿಗಳು ಕೊಟ್ಟ ಹಯಗ್ರೀವ ದೇವರು. ಇದೇನು ತೋರಿಸುತ್ತೆ ಅಂದರೆ ಆ ಅಕ್ಸೆಪ್ಟೆನ್ಸ್ ಅವರಿಗೆ. ಅಷ್ಟಮಠದಲ್ಲಿ ಎಲ್ಲರಿಗೂ ಅಕ್ಸೆಪ್ಟ್ ಆಗೋದು ಭಾರಿ ಕಷ್ಟ, ಯಾಕೆ ಎಲ್ಲರದು ಇಂಡಿಪೆಂಡೆಂಟ್ ನಮ್ದೇ ನಮ್ಮದು ಮೂಲಮಠ ಅಂತ ಹೇಳಿದ್ದಾರೆ. ಆದರೆ ವಾದಿರಾಜ ಸ್ವಾಮಿಗಳು ಮಾತ್ರ ಅಕ್ಸೆಪ್ಟ್ ಮಾಡಿದ್ರು ಎಲ್ಲರೂ ಕೂಡ. ಆಚಾರ್ಯರ ಅನಂತರ ಅಂತ ಆ ಅಕ್ಸೆಪ್ಟೆನ್ಸ್ ಬಂದಿದ್ದು ವಾದಿರಾಜ ಸ್ವಾಮಿಗಳಿಗೆ ಉಡುಪಿ ಪ್ರಾಂತದಲ್ಲಿ. ಇವತ್ತು ಎಲ್ಲ ಮಠದಲ್ಲೂ ತೋರಿಸ್ತಾರೆ ವಾದಿರಾಜ ಕರಾರ್ಚಿತ ವಾದಿರಾಜ ದತ್ತ ಹೈಗ್ರೀವ ದೇವರು ಅಂತಲೇ ತೋರಿಸ್ತಾರೆ. ಇದು ಇನ್ನೊಂದು ಮುಖ ಆಯಿತು. ಇತ್ತು ಎಷ್ಟೋ ಕೆಲಸಗಳನ್ನು ಮಾಡ್ತಾ ಒಂದು ಕಡೆಗೆ ಹೋಗ್ತಾರೆ, ಸಂಚಾರ ಮಾಡ್ತಾ ದ್ವಾರಕಾ ಪಟ್ಟಣಕ್ಕೆ ಬರ್ತೀವಿ. ಒಂದು ದ್ವಾರಕೆ ಇದೆ, ಅಲ್ಲಿ ಹೋದ ಕಾಲಕ್ಕೆ ಒಂದು ಕಡೆಗೆ ದೊಡ್ಡ ವಿಶ್ವಂಭರ ಸಾರಿಗ್ರಾಮ ಇತ್ತು, ಹೈಗ್ರೀವ ಸಾರಿಗ್ರಾಮ ವಿಶ್ವಂಭರ ಸಾರಿಗ್ರಾಮ. ಸೂಚನೆ ಆಯ್ತು ಅವರಿಗೆ ಅಲ್ಲಿ ಆರು ತಿಂಗಳು ಉಪವಾಸ ವ್ರತ ಮಾಡಿದ್ರಂತ ವಾದಿರಾಜ ಸ್ವಾಮಿ. ಆರು ತಿಂಗಳು ಉಪವಾಸ ವ್ರತ ಇರಲಿ ದ್ವಾರಕಾದೊಳಗೆ, ಆರು ತಿಂಗಳು ನೆನಪಿರಲಿ. ಒಂದು ಏಕಾದಶಿ ಮನುಷ್ಯ ಓಡಾಡ್ತಾನೆ, ಆರು ತಿಂಗಳು ನಿರಂತರ ಉಪವಾಸ. ಆಗಲೇ ಸ್ವಪ್ನ ಸೂಚನೆಯಾಗಿ ದೊಡ್ಡ ಗುಹೆ, ಆ ಗುಹೆಯೊಳಗಿದ್ದ ಸಾಲಿಗ್ರಾಮಕ್ಕೆ ಹೋದರೆ ಅಷ್ಟು ಬೆಳಕು ಅಗಾರವಾದ ಬೆಳಕಿತ್ತಂತ ಅದರಲ್ಲಿ. ಇವತ್ತಿಗೂ ಮಠದಲ್ಲಿ ಇದೆ ಸಾಲಿಗ್ರಾಮ, ಇವತ್ತಿಗೂ ಕೂಡ ಅದು ವಿಶ್ವಂಭರ ಸಾಲಿಗ್ರಾಮನು ಕೂಡ ಮಠದಲ್ಲಿ ಉಂಟು. ಅವರು ಏನು ಕಥೆ ಕೇಳ್ತೇವೆ ಅದಿಷ್ಟು ಅವರ ಕಣ್ಣಾರೆ ಕಾಣಬಹುದು ನಾವು. ಆ ರೀತಿ ಮಾಡ್ತಾರೆ. ಆ ಊರಲ್ಲಿ ಒಬ್ಬ ಸನ್ಯಾಸಿ ಇದ್ದ, ಕೃಷ್ಣಯತಿ ಅಂತ ಒಬ್ಬರು ಇದ್ರಂತ. ಅವರಿಗೆ ಭಯಂಕರವಾದ ಜ್ವರ, ವಿಚಿತ್ರವಾದ ಜ್ವರ, ಅವು ಕಡಿಮೆ ಆಗ್ತಾ ಇಲ್ಲ. ಅವ ಜೊತೆಗೆ ಕಣ್ಣು ಬೇರೆ ಕಾಣ್ತಾ ಇಲ್ಲ ಇನ್ನೊಬ್ಬ ವ್ಯಕ್ತಿಗೆ. ವಾದಿರಾಜ ಸ್ವಾಮಿಗಳಲ್ಲಿ ಇದ್ದ ಕಾಲಕ್ಕೆ ಅವ್ರು ಪ್ರಾರ್ಥನೆ ಮಾಡಿ ದೇವರು ಸೇವೆ ಮಾಡಿದಂತಾತ ಸ್ವಪ್ನ ಆಯ್ತಂತೆ. ವಾದಿರಾಜ ಸ್ವಾಮಿಗಳು ಬಂದಿದ್ದಾರೆ, ಅವರು ಮಧ್ವಮುನಿ ಅಷ್ಟಕ ಬರೆದಿದ್ದಾರೆ ಮಧ್ವಾಷ್ಟಕನ, ಅದನ್ನು ಹೇಳು ನನಗೆ ಜ್ವರನು ಹೋಗುತ್ತೆ ಕಣ್ಣು ಬರುತ್ತೆ ಅಂತ ಹೇಳಿದ್ರಂತೆ. ತಕ್ಷಣ ಅವರು ಕಂಡು ಹೇಳಿದಾಗ ಬರ್ಕೊಟ್ರಂತೆ, ಭಕ್ತಿಂ ಶ್ರೀರಮಣಸ್ಯ ಪಾದಯುಗಲೆ ಪ್ರೀತ್ಯಾ ಪ್ರದೇಹೀಶ ಮಚ್ಚಿತ್ತಂ ತ್ವತ್ಪದ ಪದ್ಮ ಚಿಂತನರತಂ ನಿತ್ಯಂ ವಿಧೇ ಹೆಚ್ಚುತಂ ತ್ವತ್ತಾತಂ ಮಯಿ ಸುಪ್ರಸನ್ನ ವಧುನ ವಿಜ್ಞಾಪ್ಯ ಕುರ್ವಂಜಸ ಸ್ವಾಮಿನ್ ಪ್ರಾಣಗಣಾಧಿನಾಥ ದಯಯ ದಾಸಂ ಹಿ ಮಾಂ ಪಾಲಯ ಕಾಮೇ ಯೇನ ಹಿ ಕೀಚಕೋ ವಿನಿಹತಃ ಕ್ರೋಧೀ ಚ ದುಶ್ಯಾಸನ ಸ್ತಬ್ಧೋ ಲುಬ್ಧ ಸುಯೋಧನಶ್ಚ ಮಣಿಮಾನ್ ಮುಗ್ಧೋ ಮದಾಂಧೋಪಕ ಕೃಷ್ಣೇರ್ಷಾಭಿರತಶ್ಚ ಮಾಗಧಪತಿ ಷಡ್ವೈರಿ ವರ್ಗಾತ್ ಸದಾ ಸತ್ವಂ ಭೀಮ ಗುಣಾಭಿರಾಮ ದಯಯ ದಾಸಂ ಹಿ ಮಾಂ ಉದ್ಧರ. ಈಗ ಅವತಾರತ್ರಯ ಸ್ತೋತ್ರ ಮೂಲ ರೂಪಿಸ್ತು, ಎಂಟು ಎರಡು 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 ಅಷ್ಟು ಎಂಟು ಅಷ್ಟು ಶ್ಲೋಕಗಳು. ಅದಕ್ಕೆ ಅಷ್ಟಕಾಂತ ಹೆಸರು. ಅದನ್ನು ಹೇಳಿದ್ದಕ್ಕೆ ಆತಗೆ ಕಂಡು ಬಂತಂತೆ ಮತ್ತೆ ಹಾಗೆ. ಇವತ್ತು ಬಹಳಷ್ಟು ಜನ ಇದನ್ನು ತಿಳ್ಕೊಂಡ್ರೆ ಉಪಯೋಗ ಏನಂತ ಕೇಳಿದರೆ, ಯಾರಾದರೂ ಪ್ರತಿನಿತ್ಯ ತಪ್ಪದೇ ಪಠಣೆ ಮಾಡ್ತಾರೋ ಅವರಿಗೆ ಅಂಧತ್ವ ನಿವಾರಣೆ ಆಗ್ತದೆ ಅಂತಕ್ಕಂಥ ಫಲಶ್ರುತಿಯನ್ನು ಹೇಳುತ್ತಾ. ಎಷ್ಟೋ ಮಹಿಮೆಗಳು ಹಾಗುಂಟು ಅವರು. ಕೊನೆಗೆ ಇವರು ಪಟ್ಟ ಶಿಷ್ಯರಾಗಿ ಬಿಡ್ತಾರೆ ಕೃಷ್ಣಯತಿಗಳು. ವಾದಿರಾಜ ಸ್ವಾಮಿಗಳು ದ್ವಾರಕಾ ಸಂಚಾರದಲ್ಲಿ ಮಾಡಿದ ಮಹಿಮೆಗಳಿವೆಲ್ಲ ಕೂಡ. ಅದೇ ರೀತಿ ಇಲ್ಲಿ ಅನೇಕ ಕಳ್ಳರು ಆಕ್ರಮಣಕ್ಕೆ ಅಂತ ಬರ್ತಾರೆ. ಎಟ್ಟ ಕಡೆ ಆಡ್ಬಿಟ್ಟು ಕಾಣ್ತಾ ಇಲ್ಲ ವಾದಿರಾಜ ಸ್ವಾಮಿಗಳವರಿಗೆ. ಎದುರಿಗೆ ಇದ್ದಾರೆ, ಯಾರಿಗೂ ಶಿಷ್ಯರು ಓಡೋಗ್ಬಿಡ್ತಾರೆ ಯಥಾ ಪ್ರಕಾರ. ವಾದಿರಾಜ ಒಬ್ಬರೇ ಇದ್ದಾರೆ, ಎಲ್ಲ ಸಂಸ್ಥಾನ ಪ್ರತಿಮೆಗಳಿದೆ, ಕಾರ್ಡ್ ಎಲ್ಲಿ ಹುಡುಕರು ವಾದಿರಾಜ ಕಾಣ್ತಾನೆ ಇಲ್ಲ. ಇಂಥ ಮ್ಯಾಜಿಕ್ ಕ್ರಿಯೇಟ್ ಮಾಡ್ತಾರೆ. ಆಗ ಶಿಷ್ಯ ಕಳ್ಳರೆಲ್ಲ ಕೂಡ ಶರಣಾಗತರಾಗಿ ಅವರು ಸನ್ಮಾರ್ಗಕ್ಕೆ ಬಂದುಬಿಟ್ರಂತೆ. ಇದು ಮತ್ತೊಂದು ಆಶ್ಚರ್ಯ. ಆಚಾರ್ಯರು ಹೇಗೆ ಬದಲಾವಣೆ ಮಾಡಿದ್ರಲ್ಲ, ಹಾಗೆ ಬದಲಾವಣೆ ಮಾಡಿದ ಒಂದು ಅಪೂರ್ವವಾದ ಮನಃಪರಿವರ್ತನೆ ಮಾಡಿದ ಕಥೆ ಇದು. ಇನ್ನೊಂದು ಕಡೆ ಎಲ್ಲ ಹೊರಟಿದ್ರು, ಒಬ್ಬ ಒಳ್ಳೆ ಜಮೀನ್ದಾರನ ಮಗನಿಗೆ ಮದುವೆ ಆಗಿತ್ತು. ಅವತ್ತೇ ಅವರು ತಲೆಗೆ ಬಡಿಸಿಕೊಂಡು ಸತ್ತು ಬಿದ್ದ. ತಕ್ಷಣ ಎಲ್ಲರೂ ಗೋಳಾಡಿದ್ರು, ಮದುವೆ ಆಗಿದೆ ಇಮ್ಮಿಡಿಯೇಟ್ಲಿ ಸತ್ತೋದ. ಉಳಿದವರಾಗಿದ್ದು ಕನ್ಯೆಯನ್ನು ಬೈದು ಶಾಪ ಹಾಕಿ ಬಿಟ್ಬಿಡ್ತಿದ್ರು ಅಷ್ಟೇ. ಹುಡುಗಿ ಕಾಲುಗುಣ ಸರಿ ಇಲ್ಲ, ಕಾಲು ತಮ್ಮ ಬುದ್ಧಿ ಸರಿ ಇಲ್ಲದೆ ಹೋದ್ರೂ ಕೂಡ ಯಾರ್ದೋ ಕಾಲುಗುಣನ ಬೈ ಜನ ಸಿಗ್ತಾರೆ. ಎಲ್ಲ ಗಾವಾಂತರ ಆಗಿ ಹೋಗ್ತಿತ್ತು. ಅದು ಯಾರೋ ಒಬ್ರು ಹೇಳಿದ್ರು, ವಾದಿರಾಜ ಸ್ವಾಮಿಗಳು ಬಂದಿದ್ದಾರೆ ಊರಿಗೆ ಅಂತೆ. ದೊಡ್ಡವರ ಸಂಚಾರ ಅಂದ್ರೆ ಅದಕ್ಕೇನೆ, ಅನುಗ್ರಹ ಏಹ ಚರಂತೆ ನೂತಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ. ಇವತ್ತು ಇಂಥ ಪ್ರಸಂಗ ಡಾಕ್ಟರ್ ಬಂದ ನಮ್ಗೆ ಅರ್ಥ ಆಗ್ತದೆ, ಜ್ಞಾನಿಗಳು ಬಂದ್ರೆ ಅರ್ಥ ಆಗೋದಿಲ್ಲ ಅಷ್ಟೇ. ತಕ್ಷ ವಾದಿರಾಜ ಸ್ವಾಮಿಗಳನ್ನು ಕರೆದು ಪ್ರಾರ್ಥನೆ ಮಾಡ್ತಾರೆ. ಆಗ ಅವರು ಲಕ್ಷ್ಮೀ ಶೋಭನ ಹಾಡು ಬರ್ಕೊಟ್ರಂತೆ. ಲಕ್ಷ್ಮೀ ಶೋಭನ ಪದ ಆ ನೂರು ನುಡಿಗಳ ಪೂರವಾದಂಥ ಕೃತಿಯನ್ನು ಬರ್ಕೊಟ್ಟು ಇದನ್ನ ಹೇಳಿದ ತಕ್ಷಣ ಬದುಕೇ ಬಿಟ್ಟಂತಾಗೆ. ಇವತ್ತಿಗೂ ಕೂಡ ಅದು ಎಷ್ಟು ಬಹುಶಃ ಒಂದು ಕನ್ನಡದೊಳಗೆ ಅತಿ ಹೆಚ್ಚು ಸರ್ತೆ ಪಾರಾಯಣ ಗೀರಾಯಣ ಎಲ್ಲ ಆಗಿರೋ ಒಂದು ಕೃತಿ ಅಂದರೆ ಲಕ್ಷ್ಮೀ ಶೋಭನ ಹಾಡು. ಎಷ್ಟೋ ಊರಿನಲ್ಲಿ ಸಂಘ ಸಂಸ್ಥೆಗಳಿಗೆ ಅದು ಒಂದೇ ಕೆಲಸ, ಪ್ರತಿನಿತ್ಯ ಎಷ್ಟು ಕೋಟಿ ಆಯಿತು ಅಷ್ಟು ಕೋಟಿ ಆಯಿತು ಅಂತ ವರ್ಷಕ್ಕೊಮ್ಮೆ ಇದು ಮಾಡ್ತಾ ಇರೋದೇ ಕೆಲಸ. ಅಷ್ಟು ಪಾಪ್ಯುಲರ್ ಆಗಿರ್ತಕ್ಕಂಥ ಹಾಡು ಅಂದರೆ ಲಕ್ಷ್ಮೀ ಶೋಭನ. ಅದೇನಿಲ್ಲ, ಲಕ್ಷ್ಮೀ ಸ್ವಯಂವರ ಭಾಗವತದ ದಶಮ ಅಷ್ಟಮಸ್ಕಂದ ಲಕ್ಷ್ಮೀ ಸ್ವಯಂವರದ ಕಥೆಯನ್ನ ಒಳ್ಳೆ ಶೋಭನ ಪದವನ್ನಾಗಿ ಪಡೆದ ಗುರುಗಳು ವಾದಿರಾಜ ಸ್ವಾಮಿಗಳು. ಅದರಿಂದ ಸಮಾಜಕ್ಕೆ ಹೊಸ ಒಂದು ಮುಖವನ್ನು ಕೊಟ್ಟು, ಅವ ಹೆಸರಿಗೆ ಅವನೊಬ್ಬನು ಬದುಕಿದ ಅಲ್ಲ, ಅದನ್ನು ಯಾರು ವಿವಾಹದ ಕಾಲ ಕೆಡುತ್ತಾರೋ ವಧುವರರು ಸುಖವಾಗಿರ್ತಾರೆ ಅಂತ ಫಲಶ್ರುತಿ, ರಕ್ಷಿಸಲಿ ನಮ್ಮ ವಧುವರರ ಅಂತೇಳಿ ಅದಕ್ಕೆ ಪ್ರಾರ್ಥನೆ. ಆ ರೀತಿ ಮಾಡಿ ಅದ್ಭುತವನ್ನು ಮಾಡುತ್ತಾರೆ. ಹೀಗೆ ಲಕ್ಷ್ಮೀ ಶೋಭನ ಹಾಡು ಬಂತು. ಪ್ರತಿಯೊಂದು ಕೃತಿ ಹಿಂದೆ ಒಂದು ಇಂಥ ಒಂದು ಸೇರಿಸಿರ್ತಾರೆ, ಮಹಿಮೆಯನ್ನು ಸೇರಿಸಿರ್ತಾರೆ. ಸ್ತೋತ್ರಗಳ ಸಂಖ್ಯೆ ಅಂದರೆ ವಾದಿರಾಜ ಸ್ವಾಮಿಗಳು ಬರೆದ ಸ್ತೋತ್ರವನ್ನು ನಮ್ಮಲ್ಲೆಲ್ಲ ಬಹುಶಃ ಯಾರ ಪಂಥದಲ್ಲೂ ಬರೆದಿಲ್ಲ, ಅಷ್ಟು ಸ್ತೋತ್ರ ಬರೆದಿದ್ದಾರೆ. ಎಲ್ಲ ದೇವರ ಮೇಲೆ ಸ್ತೋತ್ರ, ಆಚಾರ್ಯ ಮೇಲೆ ಎಷ್ಟು ಅಭೂತಪೂರ್ವವಾದ ಕೃತಿಗಳು. ಲಕ್ಷ್ಮೀ ದೇವಿಯ ಸ್ತೋತ್ರ, ದುರ್ಗಾದೇವಿ ಮೇಲೆ ಸ್ತೋತ್ರ, ಅವರ ಶೀಶ ಗುಣದರ್ಪಣ ಸ್ತೋತ್ರ ಅಂತಲೂ ಸಂಪತ್ಕರವಾದ ಸ್ತೋತ್ರ ಅಂತಾನೆ ಪ್ರಸಿದ್ಧ. ಬಡವರು ಅದನ್ನು ಹೇಳ್ಬಿಟ್ಟು ಶ್ರೀಮಂತರಾಗ್ತಾರೆ ಅಂತಾನೆ ಪ್ರಸಿದ್ಧಿ. ಕಲಿಯುಗದೊಳಗೆ ಲಕ್ಷ್ಮೀ ಸೂಕ್ತ, ಯಾವ ಗುಣ ಪೂರ್ತಿ ಕೆಲಸ ಮಾಡೋದಿಲ್ಲ, ಅಧಿಕಾರ ಇರೋದಿಲ್ಲ, ಅದು ಶೀಶ ಗುಣದರ್ಪಣ ಹೇಳಿದ್ರೆ ಕೆಲಸ ಆಗ್ತದೆ ಅಂತ ಹೇಳ್ತಾರೆ. ಸಣ್ಣದದು ಅದು ಹೇಳಿಬಿಟ್ರೆ ರಮಾ ನಾರಾಯಣೋ ಸ್ತುಮಃ, ಲಕ್ಷ್ಮೀನಾರಾಯಣರು ಹೇಗಿದ್ದಾರೆ ಎಂಬುದನ್ನ ಅಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಅದನ್ನ ಯಾರು ಹೇಳ್ತಾರೋ ಅವ್ರಿಗೆ ಸಂಪತ್ತು ಒಂದೇ ಬರುತ್ತೆ ಎಂಬುದು ಪ್ರಸಿದ್ಧಿ. ಇಂತ ಅನೇಕ ಸ್ತೋತ್ರಗಳನ್ನು ಬರೆದು ದಾಖಲೆ ಮಾಡ್ತಾರೆ. ಒಂದೊಂದು ಸ್ತೋತ್ರ ಹೊಸ ಹೊಸ ಶೈಲಿಗಳು, ಪೃಷ್ಠೀಶ ವಿಗ್ರಹ ಸುನಿಷ್ಠಿ ವನೋದ್ಧುತ ವಿಶಿಷ್ಟಾಂಬುಜಾರಿ ಜಲಧೆ ಅಶ್ವಥಾಟಿ ಹೈಗ್ರೀವ್ ದಶಾವತಾರ ಸ್ತುತಿಯ ಅಶ್ವಥಾಟಿ ದಶಾವತಾರ ಸ್ತುತಿ, ಆ ಕುದುರೆಯ ಲಯದ ಗತಿಯೊಳಗೆ ಆ ಬರೆದಿರತಕ್ಕಂಥ ಕೃತಿ. ಇಡೀ ಸಂಸ್ಕೃತ ಸಾಹಿತ್ಯದೊಳಗೆ ನಮ್ಮ ಮಾಧ್ವ ಪರಂಪರೆಯಲ್ಲಿ ಅಶ್ವಥಾಟಿ ನೆನಪಾಗ ದಶಾವತಾರ ಸ್ತುತಿನೇ. ಅವರ ಅಕ್ಸೆಪ್ಟೆನ್ಸ್ ಎಷ್ಟು ಬಂತು ಅಂದರೆ ಇವತ್ತು 100ಕ್ಕೆ ಹೆಚ್ಚು ಎಲ್ಲ ಮಾಧ್ವ ಮಠಗಳಲ್ಲೂ ಕೂಡ ದೇವರು ಭುಜಂಗಿಸ ಕಾಲಕ್ಕೆ ಹೇಳೇ ಹೇಳ್ತಕ್ಕಂಥ ಒಂದು ನಿತ್ಯ ಪಠನೀಯ ಸ್ತೋತ್ರಗಳಲ್ಲಿ ವಾದಿರಾಜ ಸ್ವಾಮಿಗಳ ದಶಾವತಾರ ಸ್ತುತಿ ಸೇರ್ತದೆ. ಖಂಡೀ ಭವದ್ಬಹುಲ ಡಿಂಡೀರ ಜೃಂಭಣಸು ಚಂಡೀಕೃತೋ ದತಿ ಮಹಾ, ಬರೀ ವ್ರಾಸಗಳು ಯಮಕಾಲಂಕಾರ ತುಂಬಿಸಿಬಿಡ್ತಾರೆ. ಬಹುಶಃ ಸಂಸ್ಕೃತ ಓದಲಿಕ್ಕೆ ಆಸಕ್ತಿ ಹುಟ್ಟಿಸ್ಬೇಕು ಅಂತಿದ್ರೆ ಅದು ಸ್ವಲ್ಪ ಕೇಳಿಸಿಬಿಟ್ರೆ ಸಾಕು, ಸಂಸ್ಕೃತ ಕಲಿಯಲೇಬೇಕು ಅನ್ನೋ ಭಾವನೆ ಬಂದುಬಿಡ್ತದೆ. ಅಷ್ಟು ಸಂಸ್ಕೃತ ಹುಚ್ಚಿಡಿಸ್ತಕ್ಕಂಥ ಗ್ರಂಥ ಅಂದರೆ ದಶಾವತಾರ. ಇದು 34 ಶ್ಲೋಕ ಅಷ್ಟೇನೆ, ಅಷ್ಟು ವೈಭವವನ್ನು ಕ್ರಿಯೇಟ್ ಮಾಡ್ತಾರೆ. ಅದೇ ರೀತಿ ಅನೇಕ ಗ್ರಂಥಗಳನ್ನು ಬರೆದು ಕನ್ನಡದಲ್ಲಂತೂ ಸುರಿಮಳೆ ಮಾಡಿಬಿಡ್ತಾರೆ. ಎಷ್ಟು ಹಾಡು ಬರೀತಾರೆ, ಎಷ್ಟೋ ಒಂದು ಕಾಲ ಯುಕ್ತಿ ಮಲ್ಲಿಕ ಅಂತ ಗ್ರಂಥ ಬರೀತಾರೆ ಪುಣ್ಯಾತ್ಮರ. ಯುಕ್ತಿ ಮಲ್ಲಿಕ, ರುಕ್ಮಿಣೀಶ ವಿಜಯ, ಮಹಾಭಾರತಕ್ಕೆ ಲಕ್ಷಾಲಂಕಾರ. ಅವರ ತಾಯಿ ಸಂಕಲ್ಪ ಮಾಡಿದ್ರಂತ, ಮೊದಲು ನನಗೇನಾದರೂ ಒಳ್ಳೆ ಮಗ ಹುಟ್ಟಿದರೆ ವೇದವ್ಯಾಸ ದೇವರೇ ನಿಮಗೆ ಲಕ್ಷ ಆಭರಣ ಮಾಡಿಸಿ ಹಾಕ್ತೀನಿ ಅಂತ ಹೇಳಿದರು. ಲಕ್ಷ ಆಭರಣಗಳನ್ನು ಹುಟ್ಟಿ ಆಯ್ತಲ್ಲ, ವೇದರಾಜ ಸ್ವಾಮಿಗಳು ಬಂದುಬಿಟ್ರಲ್ಲ. ವಾದಿರಾಜ ಸ್ವಾಮಿಗಳು ಒಂದ್ಸರಿ ಪ್ರಯಾಗಕ್ಕೆ ಹೋಗಿದ್ರಂತೆ. ಇವತ್ತು ಪ್ರಯಾಗದಲ್ಲಿ ಸಂಧ್ಯಾಮಠ ಅಂತ ಒಂದು ಜಾಗ ಇದೆ, ಅಲ್ಲಿ ಜಪಪರಾಯಣಂ ಜಪ ಮಾಡ್ತಾ ಕೂತಿದ್ರು ವಾದಿರಾಜ ಸ್ವಾಮಿ. ವೇದವ್ಯಾಸರು ಬಂದೇ ಬಿಟ್ಟರಂತೆ, ನಿಮ್ಮ ತಾಯಿ ನಂಗೆ ಮಾಡಿದ್ದಾರೆ, ಅಡಿಕೆ ಹೊತ್ತಿದ್ದಾಳೆ, ನಡೆಸ ಲಕ್ಷಾಲಂಕಾರಂ ಕುರುವಿತಿ ಪ್ರಭು. ಆಗ ಲಕ್ಷಾಲಂಕಾರ ಬರೀಬೇಕು, ನಿಮ್ಮ ತಾಯಿ ಮಾತು ನಡೆಸಬೇಕು ಅಂತ ಹೇಳಿದ ತಕ್ಷಣ ವಾದಿರಾಜ ಸ್ವಾಮಿಗಳು ಆಯ್ತು ಹೊತ್ತು ಬರೆದ್ರಂತೆ. ಅದೇನದು? ಮಹಾಭಾರತ ಲಕ್ಷಾಲಂಕಾರ, ವೇದವ್ಯಾಸ ದೇವರ ಲಕ್ಷ ಶ್ಲೋಕಗಳಂಥ ಮಹಾಭಾರತ. ಅಂಥ ಗ್ರಂಥ ಮತ್ತೊಂದಿಲ್ಲ, ನ ಭಾರತ ಸಮಂ ಶಾಸ್ತ್ರಂ. ಅದಕ್ಕೆ ವಿಷಯ ಲಕ್ಷಾಲಂಕಾರ ಅಂತಕ್ಕಂಥ ವ್ಯಾಖ್ಯಾನವನ್ನು ವಾದಿರಾಜ ಸ್ವಾಮಿಗಳು ಬರೀತಾರೆ. ಅದೇ ಅವರು ಕೊಟ್ಟಂಥ ಕಾಣಿಕೆ, ವೇದವ್ಯಾಸರು ಹೇಳಿದರು, ಅವರು ಬರೆದರು. ಈ ಕಡೆಗೆ ತಾಯಿ ಮನಸ್ಸಲ್ಲಿ ಏನಿತ್ತು, ಹರಕೆನ ಹೊತ್ತುಬಿಟ್ಟೆ ಮಗನಿಗೆ ಹೇಗೆ ಹೇಳೋದು, ಹೇಗೆ ನಡೆಸೋದು ಅದನ್ನು. ಆ ಕಾಲಕ್ಕೆ ಏನೋ ಅನಿಸ್ಬಿಡುತ್ತೆ ಕೆಲವರಿಗೆಲ್ಲ, ಆ ಕೆಲಸ ಆಗಬೇಕು ಅಂತ ಇರುತ್ತಲ್ಲ, ಬೇಕಾದ್ ಕೊಡ್ತೀವಿ ಅಂದ್ಬಿಡ್ತಾರೆ, ಆಮೇಲೆ ಪ್ರಾಬ್ಲಮ್ ಶುರುವಾಗ್ತದೆ. ಈ ತಿರುಪತಿಯಲ್ಲಿ ಹಚ್ಕೋತಾರಂತ ಕೆಲವರೆಲ್ಲ, ಶ್ರೀನಿವಾಸ ಮಗು ಹುಟ್ಟಿದ್ರೆ ರಥ ಗಾಲಿ ಒಳಗೆ ಹಾಕ್ತೇನೆ, ಈ ಸಂಪತ್ತಿ ಹುಟ್ಟಿಸ್ಬೇಕಾಗಿ ಇವತ್ತು ಏನೋ ತೋಚಿಬಿಡುತ್ತಾ ಆ ಥರ ಹಾಕಿಬಿಡ್ತಾರೆ, ಆಮೇಲೆ ಬಾವಿ ಹೊಡ್ಕೋತಾರೆ, ಆ ಥರ ಆಗಿಬಿಡುತ್ತೆ. ಕೆಲವರು ಮಾಡಕ್ಕೆ ಹೋದ್ರೆ ಮಗು ಉಳಿಯೋದಿಲ್ಲ, ಪ್ರಸಂಗ ಬಂದೋಗಿಬಿಡುತ್ತದೆ ಆ ಕಾಲಕ್ಕೆ. ಬಟ್ ಇವ್ರು ಹಾಗಲ್ಲ, ಮಗನಿಂದ ಅದ್ಭುತ ಸಾಧನೆ ಆಗಬೇಕಾಗಿದೆ. ಅದಕ್ಕೆ ದೇವರ ಸಂಕಲ್ಪ, ಹುಚ್ಚುತನದ ಪ್ರತಿಜ್ಞೆಗಳು ಬೇರೆ, ತಿಳುವಳಿಕೆಯಿಂದ ಬರೋ ಪ್ರತಿಜ್ಞೆಗಳು ಬೇರೆ, ಅದಕ್ಕೆ ದೇವತೆಯ ಸಂಕಲ್ಪದಿಂದ ಬರತಕ್ಕಂಥ ಪ್ರತ್ಯಯಗಳು. ಆಕೆ ಅಂದುಕೊಂಡಿದ್ದರ ಫಲ ಪೂರ್ವ ಗ್ರಂಥ ಬರಹಾಗಾಯ್ತಲ್ಲ, ಯೋಚನೆ ಮಾಡಿ ಎಂಥ ಪುಣ್ಯಾತ್ಮಳ ತಾಯಿ. ಬಹುಶಃ ನಮ್ಮ ಸಿದ್ಧಾಂತಗಳಲ್ಲಿ ಒಂದು ದೋಷ ಇದೆ, ಆದರೆ ಪ್ರಾಕ್ಟೀಸ್ನೊಳಗೆ ಏನು ದೋಷ ಅಂದರೆ, ಹೆಂಗಸರು ಮಾತ್ರ ಹೇಳೋ ಅಭ್ಯಾಸನೇ ಜನಗಳಲ್ಲಿಲ್ಲ. ಅಂಥ ದೊಡ್ಡವರು ಇದ್ರು, ಹಾಗಿದ್ರು ಹೀಗಿದ್ದಾಗ ಹೆಂಗಸರು ಮರೆತು ಬಿಡ್ತಾರೆ. ಆದರೆ ಪ್ರತಿಯೊಬ್ಬ ಇಂಥ ಜ್ಞಾನಿಗಳ ಜೀವನದ ಹಿನ್ನೆಲೆಯಲ್ಲಿ ಈ ತಾಯಿಯೇನೋ ಹೆಂಡತಿಯನ್ನು ಏನೋ ಒಂದು ಕೆಲಸ ಮಾಡಿರ್ತಾರೆ. ರಾಯರ ಜೀವನದಲ್ಲಿ ಅವ್ರ ಹೆಂಡತಿ ಎಂಥ ದಾರಿದ್ರ್ಯ ಬಂದ ಕಾಲಕ್ಕೆ ಎಂಥ ಸಹನೆ ರಾಘವೇಂದ್ರ ಸ್ವಾಮಿಗಳ ಪತ್ನಿ, ವೆಂಕಟಭಟ್ಟರ ಪತ್ನಿಯಾಗಿ ಒಂದು ದಿವಸ ಆಕೆ ಏನಾದರೂ ಘಟಗಿಟ ಮಾಡಿಬಿಟ್ಟಿದ್ದರೆ ಜೀವನ ಚೇಂಜ್ ಆಗ್ತಿತ್ತು. ಎಷ್ಟು ಸಹನೆ ಹೊಂದಿರಬೇಕು ಅಂದ್ರೆ ಬಹುಶಃ ಇಮ್ಯಾಜಿನ್ ಮಾಡೋದು ಕಷ್ಟ. ಟೀಕಾರಾಯರ ಹೆಂಡತಿ ಮದುವೆ ಆಗಿದ್ದಾರೆ, ಇಬ್ಬರು ಹೆಂಡತಿನ ಅವ್ರು ಮುಟ್ಲೇ ಇಲ್ಲ ಜೀವನದಲ್ಲಿ, ಎಷ್ಟು ತ್ಯಾಗ ಮಾಡಿರ್ಬೇಕು ಲೆಕ್ಕ ಹಾಕಿ. ಇದೆಲ್ಲ ಮರೆತು ಬಿಡ್ತೇವೆ. ಇವರು ವಿದ್ಯಾಧೀಶರ ತಾಯಿ ಲಕ್ಷ ಬ್ರಾಹ್ಮಣ ಭೋಜನ ಮಾಡ್ತೇನೆ ಅಂತ ಹರಕೆ ಹೊತ್ತವರು, ವಿದ್ಯಾಧೀಶರಂತ ಮಹಾನುಭಾವರು ಹುಟ್ಟಿದ್ರು. ಇವರು ನೋಡಿದ್ರೆ ಇಂಥವರಾದ್ರು. ಇದೆಲ್ಲ ಅರ್ಥ ಮಾಡ್ಕೊಂಡು ಹೆಂಗಸರು ಎಷ್ಟೋ ರಥ ಈ ಕಾಲದಲ್ಲಿ ಅಭ್ಯಾಸ ಏನಿಲ್ಲ, ಅದರಿಂದ ಯೋಚನೆ ಇಲ್ಲ, ಎಲ್ಲ ಎಕ್ಸೆಪ್ಷನ್ಸ್ ಬಿಟ್ಟುಬಿಟ್ರೆ ಒಳ್ಳೆ ಹೇಳಿಕೆ ಅನ್ಕೊಳ್ಳೋ ಜನಗಳು ಸಿಗ ತುಂಬ ಕಡಿಮೆ ಆಗ್ತಾ ಇದ್ದಾರೆ. ಇವರು ಅವರು ಅಂದ್ಕೊಂಡಿದ್ದಕ್ಕೆ ವಿದ್ಯಾಧೀಶರು ಬಂದು, ಇವರು ವಾದಿರಾಜ ಸ್ವಾಮಿಗಳಂಥವ್ರು ಬಂದು ಲಕ್ಷಾಲಂಕಾರ ಕೃತಿ ಬಂತು. ಅಲ್ಲಿ ಹೇಳ್ತಾರೆ, ನಷ್ಟ ಬರದರಂತೆ. ಇವತ್ತಿಗೂ ದಾಖಲೆಯಾಗಿರ್ತಕ್ಕಂಥ ಪೂರ್ವವಾದ ಕೃತಿ ಮಹಾಭಾರತ ಲಕ್ಷಾಲಂಕಾರ. ಒಂದು ಸರ್ತಿ ಅವರು ಪೂನಾ ಪ್ರಾಂತ ಎಲ್ಲ ಸಂಚಾರ ಮಾಡ್ತಾ ಇದ್ರು, ವಾದಿಗಳು ಬಂದರು ವಾದ ಮಾಡಲಿಕ್ಕೋಸ್ಕರ. ಗೊತ್ತಾಯ್ತು ವಾದಿರಾಜ ಅವಳು ಭಾರಿ ಬುದ್ಧಿವಂತರಿದ್ದಾರೆ, ಅವರು ಸೋಲಿಸೋದು ಸಾಧ್ಯ ಇಲ್ಲ ಅಂತ ಗೊತ್ತಾಯಿತು. ಆದರೆ ಅವರು ಪದ್ಧತಿ ಇರುತ್ತಲ್ಲ, ಯಥಾ ಪ್ರಕಾರ ಆಹ್ವಾನ ಮಾಡೋದು, ಧೈರ್ಯ ಇಲ್ಲದೆ ಓಡೋದು. ಇವತ್ತು ಬರ್ತೇವೆ, ನಾಳೆ ಪೋಸ್ಟ್ಪೋನ್ ಮಾಡ್ತಾ ಕೂತ್ಕೊಂಡ್ರು. ಇವತ್ತಾಗಲೇ ನಾಳೆ ಬರ್ತೇವೆ, ನಾಳೆ ನಾಡಿದ್ದು ಬರ್ತೇವೆ ಅಂತೇಳಿ ಅವ್ರ ಉದ್ದೇಶ ಏನಂದ್ರೆ ವಾದಿಗಳು ಕಾದು ಕಾದು ಹೋಗಿಬಿಡ್ತಾರೆ, ಆಮೇಲೆ ಅಪಪ್ರಚಾರ ಮಾಡೋದು. ನಾವು ಬರೋದು ಸುದ್ದಿ ಕೊಟ್ಟಿದ್ರು ವಾದಿಗಳು ಎಸ್ಕೇಪ್ ಆಗಿಬಿಟ್ರು, ಅವ್ರು ಪಲಾಯನ ಮಾಡಿಬಿಟ್ರು ಅಂತ ಅಪಪ್ರಚಾರ ಮಾಡಬೇಕು ಅಂತ ಪ್ಲಾನ್ ಮಾಡಿದರು. ಆದರೆ ಆ ಸಮಳು ಸ್ವಲ್ಪ ದಿವಸಕ್ಕಾದರು ಅವ್ರಿಗೆ ಗೊತ್ತಾಯಿತು, ಅವ್ರು ಜ್ಞಾನಿಗಳವರು ಗೊತ್ತಾಯಿತು. ಆದರೆ ಇವರು ಪ್ರತಿ ಮಾಡಲೇಬೇಕು ಅವರಿಗೆಲ್ಲ ಕೂಡ, ಅವರ ಅಪ್ರಚಾರ ಅವಕಾಶ ಕೊಡಬಾರದು. ಮತ್ತು ಪರ್ಯಾಯ ಹತ್ರ ಬರ್ತಾ ಇದೆ, ಅವರಿಗೆ ಉಡುಪಿಗೆ ವಾಪಸ್ ಹೋಗಲೇಬೇಕಾಗಿತ್ತು. ಉಡುಪಿಗೆ ವಾಪಸ್ ಹೋಗಲೇಬೇಕು, ವಾದಿಗಳು ಅದು ಲೆಕ್ಕ ಇಟ್ಕೊಂಡಿದ್ದಾರೆ, ಇವ್ರು ಹೋಗಲೇಬೇಕು ಹೋಗ್ತಾರೆ, ಅಲ್ಲಿವರೆಗೆ ನಾವು ಹೋಗಬಾರ್ದು, ಆಮೇಲೆ ಹೋಗಿ ಗಲಾಟೆ ಎಬ್ಬಿಸ್ಬೇಕು. ಅವ್ರು ಏನು ಮಾಡಿದಾರೆ ಅಂತ ವಾದಿರಾಜರಾಗ ಒಬ್ಬರನ್ನು ಕರೀತಾರೆ, ಆನಂದ ಭಟ್ಟರು ಅಂತ ಒಬ್ರು ಬರ್ತಾರೆ ಅವರ ಹತ್ರ ಬಂದು, ಪಾಂಡುರಂಗಿ ಮನೆತನದವರು ಬಂದು, ಸ್ವಾಮಿ ನನಗೆ ಸಂತತಿ ಆಗಬೇಕಾಗಿದೆ, ತುಂಬ ಅನುಗ್ರಹ ಮಾಡಬೇಕು ಅಂತ ಕೇಳಿದರೆ ಅಂತ ಅವ್ರು ಹೇಳ್ತಾರೆ. ಯೋಚನೆ ಮಾಡಬೇಡಿ, ನಾನು ಹೇಳಿದ ಕೆಲಸ ಮಾಡಿ ನಿಮಗೆ ಅನುಗ್ರಹ ಮಾಡ್ತೇವೆ ಅಂತ ಹೇಳಿಬಿಟ್ಟು ಮಂತ್ರಾಕ್ಷತೆ ಕೊಟ್ಟು ವಾದಿ ಬರ್ತಾನೆ ಇಲ್ಲಿಗೆ, ಅವನು ಸೋಲಿಸಿ ಉಡುಪಿ ಬಂದು ನನ್ನ ಕಾಣಿ ಅಂತ ಹೇಳಿಬಿಟ್ರು. ತಕ್ಷಣ ಹೇಳಿ ಹೊರಟುಬಿಟ್ರು. ವಾದಿ ಕಾಯ್ತಾ ಇದ್ದ, ವಾದಿರ ಹೋದ್ರಂತ ಗೊತ್ತಾಯ್ತು, ತಕ್ಷಣ ಬಂದುಬಿಟ್ಟ ನಡಿ ಅಂತೇಳಿ. ಎಲ್ಲಿ ವಾದಿರಾದ್ರು ವಾದಕ್ಕೆ ಬಂದೇನೆ ಅಂತ ಬಂದ, ಅವರೇ ಇಲ್ಲ ಅಂತೇಳಿ ಘೋಷಣೆ ಮಾಡೋಕ್ಕಂತ ಬಂದವನು. ತಕ್ಷಣ ಇವರು ಬಂದು ನಾನು ಕೂಡಿಸೋಗಿದ್ದಾರೆ, ಯೋಚನೆ ಮಾಡಬೇಡ ಪಾವಾದಕ್ಕೆ ಅಂತ ಕರೆದು. ಅದು ಏನು ತಿಳ್ಕೊಂಡ, ವಾದಿರಾಜ ಸ್ವಾಮಿಗಳು ಭಾರಿ ದೊಡ್ಡವರು, ನಮಗೆಲ್ಲದು ಕಷ್ಟ, ಇವ್ರು ಯಾರೋ ಇರ್ಬೋದು ಅಂತ ತಗೊಂಡು ಅದಕ್ಕೆ ಕುತ್ಕೊಂಡವನು. ಸುಖವಾಗಿ ಎದ್ದುಬಿಟ್ಟು ಅವ್ರು ಮಂತ್ರಾಕ್ಷತೆ ಕೊಟ್ಟಿದ್ರಲ್ಲ, ಇದು ಮಂತ್ರಾಕ್ಷತೆಯ ಮಹಿಮೆ ಇದು ಒಂದಲ್ಲ, ಮೃತ್ತಿಕೆ ಮಹಿಮೆ ಮಂತ್ರಾಕ್ಷತೆ ಮಹಿಮೆಗಳೆಲ್ಲ ನಿಮ್ಗೆ ಸ್ಪಷ್ಟ ಕಾಡ್ತಕ್ಕಂಥ ಭಾಗ. ಆ ಕ್ಷಣಕ್ಕೆ ವಾದ ಶುರು ಮಾಡಿದ್ರು, ಲೀಲಾಜಾಲ ಸುಳಿಸಿಬಿಟ್ರು ಅವ್ರು. ದಿಕ್ಕೆ ಬರ್ಕೊಟ್ಟವ್ರು ರೈಟಿಂಗ್ನಲ್ಲಿ ಬರ್ಕೊಟ್ಟ ಸೋತೆ ಅಂತೇಳಿ ಆ ಪತ್ರಿಕೆ ತಗೊಂಡ್ರು, ಉಡುಪಿಗೆ ಹೊರಟ್ರು. ಕೆಳದೇ ಸಾಗಿದ್ದು ಅಷ್ಟದ ಇವಾದ ಪರ್ಯಾಯ ಬಿಡದಲ್ಲಿ ಕೂತಿದ್ರಾಗಲೇ ಹೋಗ್ಬಿಟ್ಟು ಜಯಪತ್ರಿಕೆ ಒಪ್ಪಿಸಿ, ಸ್ವಾಮಿ ನಿಮಗೆ ಗೆಲುವು ಅಂತ ಹೇಳಿದ್ರು. ತಕ್ಷಣ ನಿಮಗೇನು ಬೇಕು, ಸಂತತಿ ಬೇಕು, ನಮ್ಮಂಥ ಮಗ ಹುಟ್ಟಲಿ ಅಂದ್ರಂತ ವಿದ್ಯಾಧೀಶ ತೀರ್ಥರು ಹುಟ್ಟುತ್ತಾರೆ. ಅದರಿಂದಾಗಿ ವಿದ್ಯಾಧೀಶ ಸ್ವಾಮಿಗಳು ಉತ್ತರಾದಿ ಮಠದಲ್ಲಿ ವಾಕ್ಯಾರ್ಥಚಂದ್ರಿಕಾ ಅಂತ ಗ್ರಂಥ ಬರೆದವರು, ಅವರೇ ಸುಧಾಕ್ ಟಿಪ್ಪಣಿ ಬರೆದವರು, ಮಹಾವಿರಕ್ತರು. ವಾದಿರಾಜ ಸ್ವಾಮಿ ಅವರಿಂದ ಹುಟ್ಟಿದ್ದಕ್ಕೋ ಏನೋ, ಅವರ ಜೀವನದ ಅತಿ ಹೆಚ್ಚು ಕಾಲ ಉಡುಪಿಯಲ್ಲೇ ವಾಸ ಮಾಡಿದರು. ಅವರು ದಿವಸ ಏನು ಮಾಡ್ತಿದ್ರು ಗೊತ್ತಾ, ಬರೀ ಭಿಕ್ಷಾಟನೆ ಮಾಡಿ ತಂದ ಅನ್ನ, ಮದ್ದ ಸರೋವರದಲ್ಲಿ ತೊಡಿಬೇಕದನ್ನ, ತುಳಸಿ ಅನ್ನ ಇಷ್ಟೇ ತಿಂದು 10 ವರ್ಷ ತಪಸ್ಮ, 10 ವರ್ಷ ಬರೀ ತುಳಸಿ ಅನ್ನ ಅಷ್ಟೇ. ಇದು ನೆನೆಸ್ಕೊಂಡ್ಬಿಟ್ರೆ ಎಂಥ ಜ್ಞಾನಿಗಳು, ಇಂಥವ್ರು ಬದುಕಿದ್ರ ಅಂತ ಕೇಳಿದ್ರೆ ಬದುಕಿದ್ರಲ್ಲ, ವಾಕ್ಯಾರ್ಥ ಚಂದ್ರಿಕಾ ಬರೀತಾರೆ ಇಂಥ ಗಲಾಟೆಯೊಳಗೆ. ಅತ್ಯಂತ ಮೋಸ್ಟ್ ಡಿಫಿಕಲ್ಟ್ ಟಿಪ್ಪಣಿ ಆ ನ್ಯಾಯಸುಧ ಅಂದರೆ ವಾಕ್ಯಾರ್ಥ ಚಂದ್ರಿಕಾ. ಅದನ್ನು ಬರೆದು ವಿದ್ಯಾಧೀಶ ತೀರ್ಥರು, ವಾದಿರಾಜ ಚೌಳ ಅನುಗ್ರಹದ ಒಂದು ಪೂರ್ಣ ಪ್ರಭಾವ ಹೊಂದಿದ ಪುಣ್ಯಾತ್ಮರು. ಅವರ ತಾಯಿ ಹರಿಸಿಕೊಂಡು ಲಕ್ಷ ಬ್ರಾಹ್ಮಣ ಭೋಜನ ಮಾಡ್ತೀನಿ ಅಂದ್ಕೊಂಡವ್ರು, ಇವರು ಲಕ್ಷ ಅವರು ಲಕ್ಷ, ನಮಗಿಬ್ಬರವರೆಗೂ ಲಕ್ಷನೇ ಇಲ್ಲ, ಅದರಿಂದ ಬದಿತಿ ಆಗ್ತದೆ. ನಮ್ಗೆ ಈ ಲಕ್ಷನೂ ಇಲ್ಲ, ಆ ಲಕ್ಷನೂ ಇಲ್ಲ, ಬೇರೆ ಲಕ್ಷ ಇರಬೇಕಾದಿರ್ತಾವಾದ್ರಿಂದ ಈ ಲಕ್ಷ ಇರೋದಿಲ್ಲ. ಅದೇ ಎಂಥ ವಿಚಿತ್ರವಾದಂಥ ಪ್ರಭಾವ, ಅವರು ಹೆಂಗಸು ಇವರು ಹೆಂಗಸು, ಎಂಥ ರಥ ಮಾಡಿದ ಹೆಂಗಸರು ಇಬ್ಬರು ಕೂಡ. ಅದನ್ನು ಅರ್ಥ ಮಾಡ್ಕೋಬೇಕು, ಬರೀ ಮಕ್ಕಳಾಗಲಿ ತಪಸ್ ಮಾಡ್ಲಿಕ್ಕೆ ಹೋಗಬೇಡಿ, ಇಂಥ ಜ್ಞಾನಿಗಳಾದ ಮಕ್ಕಳಾಗಲಿ ತಪಸ್ ಮಾಡಿದರೆ ಮಾತ್ರ ಉದ್ಧಾರ ಆಗ್ತದೆ ಹೊರತು ಇವು ಪ್ರಯೋಜನ ಇಲ್ಲ. ಅದಕ್ಕೆ ಇವರು ಇಬ್ಬರು ಮಹಿಳಾ ಮಣಿಗಳನ್ನು ನಾವು ಕಾಣುತ್ತೇವೆ. ಇಂಥ ಎಷ್ಟೋ ಕೆಲಸಗಳನ್ನು ಮಾಡ್ತಾ ವಾದಿರಾಜ ಸ್ವಾಮಿಗಳು. ಪುನಃ ಅವ್ರ ಚರಿತ್ರೆ ಹೇಳಬೇಕು, ಒಂದೆರಡು ಸಲ ಮುಗಿಯೋದಿಲ್ಲ, ಸಪ್ತಾಹಕ್ರಮದಲ್ಲಿ ಹೇಳಬೇಕೆ ಹೊರತು ಸ್ವಲ್ಪ ಅಲ್ಲಿ ಮುಗಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಮಹಿಮಾವಂತರವರು. ಆ ರೀತಿ ಮಾಡಿ ಇದಕ್ಕೆ ಹೋದ್ರಂತವ್ರು ನೇಪಾಳಕ್ಕೆ, ಆ ಮುಕ್ತಿ ಕುಂಡ ಇದ್ರೆ ದಾಮೋದರ ಸಾಲಿಗ್ರಾಮ ಸಿಗುತ್ತೆ, ಅಲ್ಲಿ ಹೋದ್ರಂತೆ. ಅಲ್ಲಿ ಒಂದು ಕರಾರು, ಅದು ಸ್ವಾಮಿ ನೀವು ಒಂದು ಸರ್ತಿ ಮುಳುಗ್ಬೇಕು, 8 ಸಾಲಿಗ್ರಾಮ ಅಂತ ತಗೋತೀರೋ ತಗೊಂಬಿಡಿ, ಅಷ್ಟೇ ಕೊಡೋದು, ನಾವು ಯಾರಿಗೂ ಕೊಡೋದಿಲ್ಲ, ನಿಮಗೊಂದು ಸ್ಪೆಷಲ್ ಕೇಸ್ ಅಂತ ಕೊಡ್ತೇವೆ, ಒಂದು ಸರ್ತಿ ಎಷ್ಟು ತಗೋತೀರೋ ಅಷ್ಟು ತಗೋಬಹುದು ಅಷ್ಟೇ, ಒಂದೇ ಸರ್ತಿಗೆ. ವಾದಿರಾಜ ಸ್ವಾಮಿಗಳು ಆಗಲಿ ಅಂತ ಹೇಳಿದ್ರು. ಅದು ಒಳ್ಳೆ ಚಾಲೆಂಜಿಂಗ್, ವಾದಿರಾಜ ಇವರು ವ್ಯಾಸರಾದರಿಗೆ ಓಡೋ ಪ್ರಸಂಗ ಬಂತಲ್ಲ, ಉಸಿರು ಹಿಡ್ಕೊಂಡು ಓಡಬೇಕು ಅಂತ. ಆ ಥರ ಒಂದು ಸರ್ತಿ ಮುಡಿ ತಗೋಬೇಕು ಸಾಲಿಗ್ರಾಮ ಅಷ್ಟೇ. ವಾದಿರಾಜ ಸ್ವಾಮಿ ಮುಡಿ ಎದ್ರಂತೆ, ಯಾವ ರೀತಿ ತಗೊಂಡಿದ್ರು ಗೊತ್ತ, ಅವರು ಬೈ ತುಂಬ ಸಾಲಿಗ್ರಾಮ ಎತ್ಕೊಂಡ್ಬಿಟ್ಟಿದ್ವು, ಬೈ ತುಂಬ ಸಾಲಿಗ್ರಾಮಗಳು, ರಾಜ ಗಾಬರಿ ಆಗಿ ಇನ್ನೂ 2 ಸತ್ ಬಂದ್ರೆ ಪರವಾಗಿಲ್ಲ ಅಂದ, 8 ಸಾಲಿಗ್ರಾಮ ಹೊತ್ಕೊಂಡು ಬಂದ್ರು ಅಂತ ಹೇಳ್ತಾರೆ ವಾದಿರಾಜ ಸ್ವಾಮಿಗಳು. ಅಂದ್ರೆ ಮಹಿಮೆಯಿಂದ ತಂದಿದ್ದೆಲ್ಲ ಕೂಡ, ಯಾವ ರೀತಿ ತಂದೆ ಮಹಿಮೆಯಿಂದ ತಂದ ಸಾಲಿಗ್ರಾಮಗಳು, ಲಕ್ಷ್ಮೀನಾರಾಯಣ ಸಾಲಿಗ್ರಾಮ ಆಗಿ ಸಿಗೋದು ಭಾರಿ ದುರ್ಲಭ. ಅದೆಲ್ಲ ಕೂಡ ಒಂದೇ ಒಂದ್ರಲ್ಲಿ 4 ಚಕ್ರ ಇರಬೇಕು. ಅದಕ್ಕೆ ಸಾಲಿಗಳು ನೋಡಿದ್ರೆ ಭಾಳ ಜನ ಗೊತ್ತೇ ಇರೋದಿಲ್ಲ, ಅದರಿಂದ ಸಾಲಾಗ ನೋಡಿ ಆದ್ರೆ ಗೊತ್ತಾಗ್ತದೆ. ಅದಂತ ಸಾಲಿಗ್ರಾಮನ 1000 ಗಟ್ಟಲೆ ತಂದರಂತ ವಾದಿರಾಜ ಸ್ವಾಮಿಗಳು. ಇದೆಲ್ಲ ಕೂಡ ಯಾವ್ದ್ರಿಂದ ಎಷ್ಟು ಜನಕ್ಕೆ ಉಪಯೋಗ ಆಯ್ತು ಲೆಕ್ಕ ಹಾಕಿ, ಪೂಜೆ ಮಾಡಕ್ಕೆ ಎಷ್ಟು ಜನಕ್ಕೆ ಅನುಕೂಲ ಮಾಡಿಕೊಟ್ಟಾಗಾಯ್ತು. ಹೀಗೆ ಅನೇಕ ಮುಖದ ಹಿರಿಮೆಯನ್ನು ತೋರಿಸಿದವರು ಅವರು. ಆ ಗಿಡ ಒಂದು ಕಚ್ಚಲಕ್ಕೆ ಬರೋ ಒಂದು ಕಚ್ಚಲಕ್ಕೆ ಆಗಲಿಲ್ಲ ಅಂತವ್ರ. ವಜ್ರಕೀಟಗಳು ಅಂತ ಇರ್ತವೆ, ಲೈವ್ ಸಾಲಿಗ್ರಾಮ ತಗೊಳ್ಳೋದು ಬಹಳ ಕಷ್ಟ, ಅಲ್ಲಿ ವಜ್ರಕೀಟಗಳು ಮೆಚ್ಚಿಕೊಂಡಿರ್ತವೆ ಅಂತ. ಅದಕ್ಕೆ ಆ ಸಾಲಿಗ್ರಾಮಗಳು ಹೇಗಿರ್ತವೆ ಅಂದರೆ ಐಸ್ ಉಂಡೆ ಇದ್ದಾಗಿರ್ತವೆ ಅಂತ ಅಷ್ಟೇ. ಐಸ್ ಉಂಡೆ ಸಾಲೆ ಒಂದು ಗೊತ್ತೇ ಸಿಗೋದಿಲ್ಲಂತವು, ಐಸ್ ಉಂಡೆ ಇದ್ದಾಗಿರ್ತಾವಂತೆ. ಅದನ್ನು ತೆಗೆದು ಕರಗಿದ ಮೇಲೆ ಸಾಲಿಗ್ರಾಮ ಸಿಗೋದು ನಿಮಗೆ. ಸುತ್ತ ಹುಳುಗಳು, ಅವು ಕಚ್ಚಿದ್ರೆ ಸಾಕು ಹುಳ, ಯಾವ ಚೇಳು ಅಲ್ಲ ಅಷ್ಟು ಜ್ವರ ಕಚ್ಚುತ್ತಂತವು. ಕಲ್ಲಿನ ಕೊರೆತ ಒಮ್ಮೆ ಲೆಕ್ಕಾಕಿ ಹೇಗಿರ್ಬೇಕು, ಕಲ್ಲಿನೇ ಕೊರಿಬೇಕಾದ್ರೆ ಎಷ್ಟು ಶಾರ್ಪ್ ಇರಬೇಕು, ಅಂಥ ಹುಳುಗಳ ಮಧ್ಯೆ ಮುಳಿ ಹೇಳಬೇಕಾದ್ರೆ ಎಷ್ಟು ಶಕ್ತಿ ಇರಬೇಕು ಅವ್ರಿಗೆ. ಅಂದರೆ ಮುಳಿ ಹೇಳೋದಂದ್ರೆ ಈ ಮುಳಿ ಹೇಳೋದಲ್ಲ, ಮೊದಲೇದಾಗಿ ಎಕ್ಸ್ಟ್ರೀಮ್ ಕೋಲ್ಡ್ ವಾಟರ್, ಅದು ಫ್ಲೋಯಿಂಗ್ ಐಸ್ ಇದ್ದಾಗ ಅಲಕನಂದ ಇದ್ದಾಗಿರ್ತದೆ ಅಷ್ಟು ಕೋಲ್ಡು. ಎರಡನೇದಾಗಿ ಹುಳುಗಳು, ಮೂಡದ ಸಾಲಿಗ್ರಾಮ ತಗೋಬೇಕು, ಮುಳುಗಬೇಕು ಜೊತೆಗೆ ಯತಿಗಳು. ಏನೋ ಇರ್ತವೆ ಮುಳುಗಾಗಿಲ್ಲ ಅವರು, ಯಥಾ ಪ್ರಕಾರ ಓಂ ನಮೋ ನಾರಾಯಣ ಹೇಳ್ಬೋದು ಬೇಕೆ ಹೊರತು ಇನ್ನೇನೋ ಮುಳುಗಾಗಿಲ್ಲ ಅವರು. ಅಂಥದನ್ನು ಮಾಡಿ ತಂದರು ಅಂದರೆ ಎಂಥ ಸಿದ್ಧಿ ಅವರಿಗಿತ್ತು ಅಂತ ಗೊತ್ತಾಗ್ತದೆ. ಇವತ್ತು ವಾದಿರಾಜ ಸ್ವಾಮಿಗಳಿಗೆ ಬಹಳಷ್ಟು ಜನಕ್ಕೆ ಸರಿಯಾದ ಮಾಹಿತಿ ಗೊತ್ತಿಲ್ಲ. ಕೇವಲ ಒಂದು ಮೂರ್ಖತನದಲ್ಲಿ, ಒಂದು ಹುಂಬತನದೊಳಗೆ ಎಕ್ಸೈಟ್ಮೆಂಟಿಂದ ಮಾತಾಡೋ ಜನ ಸಿಗ್ತಾರೆ ಹೊರತು, ವಸ್ತುನಿಷ್ಠವಾಗಿ ಅವ್ರ ಗ್ರಂಥಗಳ ಸ್ಟಡಿ ಮಾಡಿದರೆ ದೊಡ್ಡ ರಿಸರ್ಚ್ ಸೆಂಟರ್ ಶುರು ಮಾಡ್ಬೋದು ಗೊತ್ತಾ. ವಾದಿರಾಜ ಸ್ವಾಮಿಗಳ ಮೇಲೆ ಅದ್ಭುತವಾದಂಥ ಸಂಶೋಧನಾ ಗ್ರಂಥಗಳನ್ನು ಸಾಲ ಸಾಲ ತರಬಹುದು. ಆಮೇಲೆ ಪ್ರಸಿದ್ಧತಿನೇ ಇಲ್ವಲ್ಲ, ಆಯುಗ್ರೀವಕ್ಕೆ ಎಂಡ್ ಆಗಿದ್ದೇವೆ ಅಷ್ಟೇ ಹೊರತು. ನಾವು ವಾದಿರಾಜ ಸ್ವಾಮಿಗಳು ಆಡಂದ್ರೆ ಆಯುಗ್ರೀವ ಏನು ಮಾಡಿದ್ರು ಅಷ್ಟೇ, ಇದೇನೇ ಇರೋದಿಲ್ಲ. ಅವರ ಮಾತು ಮಾತು ಹಯಗ್ರೀವ ಗೊತ್ತಿರಬೇಕು, ಅವರ ನುಡಿ ನುಡಿ ಹಯಗ್ರೀವಗಳು. ಒಂದೊಂದು ಮಾತಿನಲ್ಲಿ ಚಮತ್ಕಾರ ತರೋದು ನೋಡಿಬಿಟ್ರೆ ಆಶ್ಚರ್ಯ ಹುಟ್ಟಿಸಿಬಿಡ್ತಾರೆ ನಮಗೆ. ಅದೆಲ್ಲ ಹೇಳೋದಕ್ಕೆ ಗೊತ್ತಿಲ್ಲ, ಯಾವ ವಿಷಯ ಕಂಡ್ರು ತಕ್ಷಣ ಆ ಕಡೆ ಓಡಿಸ್ತಾರೆ. ಸುಬ್ರಹ್ಮಣ್ಯಸ್ಯ ಮಹಿಮಾ ವರ್ಣಿತುಂ ಕೇನ ಶಕ್ಯತೆ, ಯತ್ರ ಉಚ್ಛಿಷ್ಟಮಿ ಸ್ಪಷ್ಟಂ ಶಿತ್ರಿಣ ಶೋಧಯತ್ಯಹೋ. ಸುಬ್ರಹ್ಮಣ್ಯ ಕ್ಷೇತ್ರದ ಮಹಿಮೆಯನ್ನ ಏನಂತ ವರ್ಣನೆ ಮಾಡೋದು ಅಂತ ಹೇಳ್ತಾರೆ. ಯಾಕೆ ಏನು ಬಹಳ ಕಷ್ಟನ ಅಂದರೆ, ಒಂದು ಮಾತು ಹೇಳ್ತೇನೆ ಕೇಳಿ ಅಂತಾರೆ. ಯತ್ರ ಉಚ್ಛಿಷ್ಟಮಿ ಸ್ಪಷ್ಟಂ ಶಿತ್ರಿಣ ಶೋಧಯತ್ಯಹೋ, ಅಲ್ಲಿ ಬ್ರಾಹ್ಮಣರು ಭೋಜನ ಮಾಡಿದ ಮೇಲೆ ಎಂಜಲನ್ನು ಲೇಪಿಸಿಕೊಂಡ್ರೆ ಈ ತೊಂದು ರೋಗ ವಾಸಿಯಾಗುತ್ತಂತೆ. ಅಂಥ ಶಕ್ತಿ ಸುಬ್ರಹ್ಮಣ್ಯದಲ್ಲಿ ಉಚ್ಛಿಷ್ಟಕ್ಕಿದ್ರೆ ಆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಎಷ್ಟಿರ್ಬೇಕು ಲೆಕ್ಕ ಹಾಕಿ ಅಂತ ಕೇಳ್ತಾರೆ. ಅವ್ರು ಮಾಡೋ ಅಪ್ಲೈ ಮಾಡೋ ರೀತಿ ನೋಡಬೇಕು. ಉಚ್ಛಿಷ್ಟ ಅಂದರೆ ತ್ಯಾಜ್ಯ, ಅದು ಆ ತ್ಯಾಜ್ಯ ಪದಾರ್ಥಕ್ಕೆ ಎಷ್ಟು ಪುಂಜತ್ವ ಇರಬೇಕಾದ್ರೆ ಇನ್ನು ಇಡೀ ಸುಬ್ರಹ್ಮಣ್ಯ ಕ್ಷೇತ್ರ ಹೇಗಿರಬೇಕು ಯೋಚನೆ ಮಾಡಿ ಅಂತ ಹೇಳ್ತಾರೆ. ಈ ರೀತಿಯಾದ ಒಂದು ಯೋಚನೆ ಮಾಡೋ ರೀತಿ ಇದೆಯಲ್ಲ, ಬಹಳ ಅದ್ಭುತ. ಅದು ನೇತ್ರಾವತಿ ನದಿ ನೋಡ್ತಾರೆ, ನೇತ್ರಾವತಿ ನೋಡಿದ ತಕ್ಷಣ ಒಂದು ಹೊಸ ವಿಷಯ ಗೊತ್ತಾಗ್ತದೆ ನಮಗೆ. ಅದು ಹೆಸರು ಯಾತಕ್ಕೆ ಬಂತು ಅಂತ ಯೋಚನೆ ಮಾಡಿದ್ರೆ ಗೊತ್ತಾಗ್ತದೆ, ಅದು ಕುದುರೆ ಮುಖ ಇದೆಯಲ್ಲ ಅಲ್ಲಿ ಹುಟ್ಟುತ್ತದೆ. ವರಾಹ ಪರ್ವತ ಅಂತ ಅದು ಹೆಸರು, ಆ ಕಣ್ಣಿನಿಂದ ಹುಟ್ಟುತ್ತಲ್ಲ ಅದಕ್ಕೆ ನೇತ್ರಾವತಿ ಅಂತ ಹೆಸರು. ಅದಕ್ಕೆ ವರಾಹ ಪರ್ವತದ ಕಣ್ಣಿನಿಂದ ಬರೋದ್ರಿಂದ ನೇತ್ರಾವತಿ ಅಂತ ಹೆಸರು. ಜನ ಬಿಡ್ತಾರೆ ಅಂತ ಕೇಳಿದ ಮೇಲೆ, ಏನು ಸ್ವಾಮಿ ನಿಮ್ಮ ದೇವರು ಎಷ್ಟು ಹೇಳ್ತಾನೆ ಹಾಕಿದ್ರೆ, ಕಣ್ಣಲ್ಲಿ ನೀರು ಹರಿದು ಹರಿದು ನದಿ ಆಯಿತು ಅಂದ್ಮೇಲೆ ನಾವೇ ವಾಸಿ, ಏನಾದರೂ ಕೂಡ ಅಳುತ್ತೇವೆ, ಖರ್ಚಿಗೆ ಸಾಕು ನಮಗೆ, ಇದೇನಿದು ಇನ್ನೂ ಹರಿತಾ ಇದೆ ಅಂತ ಕೇಳಿದರೆ ನಿಮ್ಮ ರೋಗ ಭಾರಿ ಗೋಳಾಡ್ತಾನೆ ಅಂತ ಯಾಕೆ ತಿಳ್ಕೋಬಾರ್ದು ನಾವಾಗ. ಪೂರ್ವಪಕ್ಷ ಮಾಡಿದ್ರೆ ಒಳ್ಳೆ ಆಸ್ಪದ ಇದು. ಕಷ್ಟ ಬರೀತಾರವರು, ನಮ್ಮ ದೇವರ ಕಣ್ಣೀರು ಹೌದು, ಆದರೆ ದುಃಖದ ಕಣ್ಣೀರಲ್ಲ, ಆನಂದದ ಕಣ್ಣೀರು ಅಂತ ಹೇಳ್ತಾರೆ. ಆನಂದಮಯೋ ಅಭ್ಯಾಸ, ಈ ಗೊತ್ತಾಯ್ತು ಅಷ್ಟು ಆನಂದ ನಮಗೆ ಯಾರಿಗೂ ಆಗಿಲ್ಲ ಅಂದ್ರೆ ಹರಿಸರ್ವೋತ್ತಮ ಅಂತ ಅರ್ಥ. ಬಿಡ್ತಾರ ಅಲ್ಲಿಗೆ ಅದು ಆನಂದ ಕಣ್ಣೀರು ಅಂತ ಹೇಗೆ ಹೇಳ್ತೀರಿ ನೀವು? ಅದನ್ನೀಗ ದುಃಖದ ಕಣ್ಣೀರು ಯಾಕಾಗಿರಬಾರದು? ಅವ್ರು ಹೇಳ್ತಾರೆ, ಆನಂದದ ಕಣ್ಣೀರು ಯಾವಾಗಲೂ ತಣ್ಣಗಿರ್ತದೆ, ಈ ದುಃಖದ ಕಣ್ಣೀರು ಬಿಸಿ ಇರ್ತದೆ. ಅದು ಹೆಚ್ಚಿಗೆ ಅನುಭವ ಇರ್ತದೆ, ಜನಕ್ಕೆ ಯೋಚನೆ ಇಲ್ಲ, ಆನಂದದ ಕಣ್ಣೀರೇ ಕಡಿಮೆ ಅಷ್ಟೇ. ಆದ್ದರಿಂದ ಇದು ತಣ್ಣೀರು, ಆದ್ದರಿಂದ ಇದು ಆನಂದದ ಕಣ್ಣೀರು, ದುಃಖದ ಕಣ್ಣೀರಲ್ಲ ಅಂತ ಹೇಳ್ತಾರೆ ಸ್ವಾಮಿ. ಅದು ಇನ್ನೂ ಪೂರ್ತಿ ಒಪ್ಲಕ್ಕಾಗೋದಿಲ್ಲ ಅಂದರೆ ಇನ್ನು ಹೇಳ್ತೀವಿ ಪ್ರಾಕ್ಟಿಕಲಿ ನೋಡೋಣ. ಯಾವುದೇ ಒಂದು ಗಿಡ ಬೆಳಿಬೇಕಾದ್ರೆ ತಣ್ಣೀರು ಹಾಕ್ತಾರೆ, ಬಿಸಿನೀರು ಇನ್ನೂ ಹಾಕೋ ದಾಟ್ರು ಬಂದಿಲ್ಲ, ತಣ್ಣೀರು ಹಾಕ್ತಾರೆ ಬಿಸಿನೀರು ಹಾಕೋದಿಲ್ಲ. ತಣ್ಣೀರು ಹಾಕಿದಾಗ ಆ ಗಿಡ ಬೆಳೀತದೆ, ಹೌದಲ್ಲೋ? ಹೌದು. ಈ ನೇತ್ರಾವತಿ ನದಿ ನೀರು ಹಾಕಿ ನೋಡ್ರಿ, ಗಿಡ ಬೆಳೀತವೆ ಅಂತ ಹೇಳ್ತಾರೆ. ಯಾವ ಗಿಡ ಬೆಳೀತದೆ ಅಂದರೆ, ವರಾಹ ನಯನಾನಂದ ಧಾರಾ ನೇತ್ರಾವತಿ ಸರಿತ್ ಶುಷ್ಕಾಂ ಹತ್ತದ್ಭಕ್ತಿ ಲತಿಕಾಂ ಪುಷ್ಟಾತಿ ಕಥಮನ್ಯಥ. ಯಾರದಲ್ಲಿ ಸ್ನಾನ ಮಾಡ್ತಾರಲ್ಲ ಅವ್ರ ಮನಸ್ಸಿನೊಳಗೆ ಒಣಗಿ ಹೋಗಿರ್ತಕ್ಕಂಥ ಹರಿಭಕ್ತಿ ಇದೆಯಲ್ಲ ಅದು ಚಿಗುರ್ತು ಬಿಡುತ್ತಲ್ಲ, ಅಂದಮೇಲೆ ಇದೇನು ಲೆಕ್ಕ ಹಾಕಿರೋಣ ಅಂತ ಹೇಳ್ತಾರೆ. ಎಂಥ ಪೊಯೆಟ್ರಿ ಅದು, ಒಣಗೋಗಿರ್ತಕ್ಕಂಥ ಭಕ್ತಿ ಲತಾ, ಹರಿಭಕ್ತಿ ಲತಾ ಮೇಲೆ ಬರೆದಿದ್ದಾರೆ ವಾದಿರಾಜ ಸ್ವಾಮಿಗಳು. ಭಕ್ತಿ ಲತಾ ಮತ್ತೆ ಚಿಗುರುತ್ತೆ ಅಂದಮೇಲೆ ಬಿಸಿನೀರಲ್ಲ ತಣ್ಣೀರು ಅಂತ ಆಯ್ತೋ ಇಲ್ಲ, ಇದು ಆನಂದ ಆಶ್ರಯ ಆಯ್ತೋ ಇಲ್ಲೋ, ಆನಂದಮಯೋ ಅಭ್ಯಾಸ. ದೇವರು ಸರ್ವೋತ್ತಮ ಅಂದರೆ ಪೂರ್ವಪಕ್ಷವನ್ನು ಸಿದ್ಧಾಂತವನ್ನಾಗಿ ಕವಿತೆಯಲ್ಲಿ ಮಾಡ್ತಾರಲ್ಲ ಅದು ಸೂಪರ್ ಬನ್ಸು. ಇದೆಲ್ಲ ನಮ್ಮ ಹಗಲು ರಾತ್ರಿ ಅದರ ಗ್ರಂಥಗಳಲ್ಲಿ ಅಭ್ಯಾಸ ಇದ್ರೆ ಎಷ್ಟು ಬೇಕಾದ್ರೂ ಎಂಜಾಯ್ ಮಾಡಬಹುದು ಅಂತ ಸರಮಾಲೆ ಕೊಡ್ತಕ್ಕಂಥ ಹಿರಿಮೆ ಅವರು. ಯಾವ ದೇವರು ನೋಡಲಿ, ಯಾವ ನದಿ ನೋಡಲಿ, ಅವ್ರು ಹೊಳೆಯೋದೇ ಆ ರೀತಿ, ಅವ್ರ ವಿಷನ್ ಆಫ್ ಥಿಂಕಿಂಗೇ ಇರೋದು ಹಾಗೆ. ಪ್ರತಿಯೊಂದನ್ನು ಹೊಸ ಹೊಸ ರೀತಿಯಲ್ಲಿ ಕಲ್ಪನೆ ಮಾಡ್ತಕ್ಕಂಥದ್ದು, ಹೊಸ ಹೊಸ ಪದಗಳು, ಫುಲ್ ಆಫ್ ಅಲಿಟರೇಷನ್, ಅನುಪ್ರಾಸಾಂಕಾರ ತುಂಬಿಸಿಬಿಡ್ತಾರೆ. ಸಂಸ್ಕೃತವನ್ನು ನಿಜವಾಗಲೂ ಯಾರು ಕೇಳೋದಕ್ಕೆ ಎಂಜಾಯಬಲ್ ಅಲ್ಲ ಅಂತ ತಿಳ್ಕೊಂಡಿರ್ತಾರೆ. ವಾದಿರಾಜ ಸ್ವಾಮಿ ಕೃತಿಗಳು ನೋಡಿದ ಮೇಲೆ ಅದರಷ್ಟು ಎಂಜಾಯಬಲ್ ಇಲ್ಲ, ಇನ್ನೊಂದು ಭಾಷೆ ಅನ್ನೋಷ್ಟು ಮಟ್ಟಿಗೆ ದೀಕ್ಷೆ ಬರುತ್ತದೆ. ಅನ್ಫಾರ್ಚುನೇಟ್ಲಿ ಬೇರೆಯವರಿಗೆ ಗೊತ್ತಿಲ್ಲ, ನಮ್ಮವರಿಗೆ ಕಣ್ಣೆತ್ತಿ ನೋಡಿಲ್ಲ, ಆದ್ದರಿಂದ ವಾದಿರಾಜರ ಸಹಿಮೆ ನಿಜವಾಗ್ಲೂ ಮುಟ್ತಾ ಇಲ್ಲ ಜನಗಳಿಗೆ. ಅದಾಗಬೇಕು, ಎಷ್ಟೋ ಕೆಲಸಗಳನ್ನು ಮಾಡಿ ಕೊನೆಗೆ ಸೋದೆ ಅರಸ ಅದು ರಾಜ್ಯ ಭ್ರಷ್ಟರಾಗಿರ್ತಾರಾಗಲೇನೆ. ವಾದಿರಾಜ ಸ್ವಾಮಿ ಶಾಲ್ಮನೆ ತೀರದ ತಪೋವನ್ನು ತಪಸ್ ಮಾಡ್ತಾ ಇರ್ತಾರೆ, ಆ ಶತ್ರುಗಳಿಗೆ ಸೋತು ವಾಪಸ್ ಹೋಗ್ತಾ ಇರ್ತಾರೆ. ಅವ್ರ ಗುರು ಇರ್ತಾನೆ, ಆ ಗುರು ಕೈಕೊಟ್ಟು ಹೋಗ್ಬಿಡ್ತಾರೆ ಸಮೀಕ್ಕೆ ತಕ್ಕಂತೆ. ಎಂಟು ಎಲ್ಲರೂ ಕಳ್ಕೊಂಡ್ಬಿಡ್ತಾರೆ, ಪಾಪ ಶತ್ರುಗಳು ವಶರಾಗಿ ಬಿಡ್ತಾರೆ. ಅವರು ಓಡ್ತಾ ಓಡ್ತಾ ಒಂದು ನೋಡಿ ತಪೋವರದಲ್ಲಿ ವಾದಿರಾಜ ಸ್ವಾಮಿಗಳು, ಅವ್ರು ಯಾರದ್ದು ಗೊತ್ತಿಲ್ಲ ಇತನಿಗೆ. ತಕ್ಷ ನಮಸ್ಕಾರ ಮಾಡಿ ಸ್ವಾಮಿಯೇ ಕಾಪಾಡಿ ಅಂತಾನೆ. ತಕ್ಷಣ ಮಂತ್ರಾಕ್ಷತೆ ಕೊಟ್ಟು ಹೋಗು ಅಂತ ಹೇಳ್ತಾರೆ. ಸೀದಾ ಮತ್ತೆ ಹೋಗ್ತಾರೆ ಒಬ್ಬನೇ. ಆದ್ರೆ ಮೆಲಕಲ್ಲಿ ಏನು ಗೊತ್ತಾ, ಅವ ಹೋಗ್ತಿರೋದು ಒಬ್ಬನೇ ಮಂತ್ರಾಕ್ಷತೆ ಅಷ್ಟೇ. ಶತ್ರುಗಳು ಅಡ್ಸ್ಕೊಂಡ್ಬರ್ತಿದಾರಲ್ಲ, ಇವರು ದೊಡ್ಡ ಒಂದು ಕುದುರೆಗಳ ಸೈನ್ಯ ಕಾಣಿಸ್ತದೆ ಅವ್ರಿಗೆ. ಸಾಲು ಸಾಲು ಸಾವಿರಾರು ಕುದುರೆಗಳ ಸೈನ್ಯ ಬಂದಾಗ ಕಾಣಿಸ್ತದೆ, ಎಲ್ಲ ಓಡೋಗ್ಬಿಡ್ತಾರೆ ಎಲ್ಲರೂ ಕೂಡ. ಬರೀ ಹೋಗ್ತಾರೆ, ಬರೀ ಮಂತ್ರಾಕ್ಷತೆಯ ಮಹಿಮೆ ಅದು. ಅಂತ ಒಂದು ಇದನ್ನು ಕ್ರಿಯೇಟ್ ಮಾಡ್ತಾರೆ. ಅದು ಬರ್ತಾರೆ, ಊರಿನ ಖಾಲಿ ಮಾಡಿಬಿಡ್ತಾರೆ, ಬಿಟ್ಟು ಓಡೋಗ್ಬಿಡ್ತಾರೆ ಎಲ್ಲರೂ ಕೂಡ. ಬರೀ ಮಂತ್ರಾಳ ರಕ್ತಪಾತವಿಲ್ಲದೆ ಗೆಲ್ತಾರೆ, ಬಹಳ ಮುಖ್ಯ ಇದೆ. ರಕ್ತಪಾತವನ್ನು ಮಾಡದೇನೆ ಅತ್ಯಂತ ಶಾಂತಿಯಿಂದ ಯುದ್ಧವನ್ನು ಗೆಲ್ಲಿಸಿಕೊಟ್ಟ ಗಿರಿವೆ ವಾದಿರಾಜ ಸ್ವಾಮಿಗಳದಾಯ್ತು. ಆತ ನೋಡ್ತಾನೆ, ಆಮೇಲೆ ಹೆಂಡತಿ ಉಳಿದು, ಮಕ್ಕಳು ಉಳಿದ್ರು, ರಾಜ್ಯ ಉಳಿತು, ಕೋಶ ಉಳಿತು, ಮರ್ಯಾದೆ ಉಳಿತು. ವಾದಿರಾಜ ಸ್ವಾಮಿಗಳು ಕರೀತಾರೆ, ಸ್ವಾಮಿ ನನ್ನ ಗುರುಗಳು ತಾವೇ, ತಾ ಬರಬೇಕು ಅಂತ ಕರೀತಾರೆ. ಅವರಲ್ಲಿ ಹೋಗ್ತಾರೆ. ಆ ಮೊದಲೇ ಗುರು ಇದ್ದಲ್ಲ, ಸೋತಾಗ ಓಡೋಗ್ಬಿಟ್ಟಿದ್ದ, ಗೆದ್ದಷ್ಟ ಬಂದ, ನಂದಿಂದನೆ ಗೆಲುವಾಯ್ತು ಅಂತ ಹೇಳೋದಕ್ಕೆ ಬಂದ. ತಷ್ಟ ವಾದಿರಾಜ ಸ್ವಾಮಿಗಳು ಅಲ್ಲಿ ಬಂದ ಕಾರಣ ಇಷ್ಟೇ, ಅದು ಬಲಾತ್ಕಾರನ ಮತಾಂತರ ಮಾಡ್ತಾ ಇರ್ತಾನೆ ಅಂತ. ಅದು ತಪ್ಪಿಸ್ಲಿಕ್ಕೆ ಬರ್ತಾರೆ ವಾದಿರಾಜ ಸ್ವಾಮಿಗಳು. ಅದು ದಿವಸ ಮೇಲಿಂದ ಹಿಡಿತಿದ್ದ, ಕೆಳಗೆ ಮೇಲಿಂದ ಹಿಡಿತಿದ್ದಿಲ್ಲ, ಭ್ರಮೆ ಕ್ರಿಯೇಟ್ ಮಾಡ್ತಿದ್ದ. ನಾನು ಕೈಲಾಸದಿಂದ ಬಂದೆ ಅಂತ ಸುಳ್ಳು ಹೇಳೋದು, ಅವು ಪಾರ್ವತಿ ಹೀಗೆ ಹೇಳಿದ್ದಾರೆ, ಪರಮೇಶ್ವರ ಹೀಗೆ ಹೇಳಿದ್ದಾರೆ, ಮಿಸ್ಗೈಡ್ ಮಾಡೋದು. ಅವತ್ತು ಬಂದ, ಅದೇ ಅವನು ಮಂತ್ರ ಮಾಡಿದ್ದ, ನನ್ನ ಮಂತ್ರ ತೆಗೆದು ದಪ್ಪಂತ ಬಿದ್ದವನು, ಕೈಕಾಲು ಮುರಿಯಿತು, ಅವನ ಪೂಜೆ ಪೊಸಿಷನ್ನು ಮುಗೀತು, ವಾಕ್ಯಾರ್ಥ ನಡೀತು, ಸೋತ. ಅವ್ರು ಪೂಜೆ ಮಾಡ್ತಿದ್ದ ಬಸವನ ಗಂಟೆ ಇವತ್ತಿಗೂ ಅದೇ ಸೋದೆ ಮಠದಲ್ಲಿದೆ. ಪರಾಜಿತನಾಗೆಲ್ಲ ಕೊಟ್ಟು ಒಪ್ಪಿಸಿ ಓಡೋಗ್ಬಿಡ್ತಾನೆ ಅಲ್ಲಿಂದ. ಅಂದ ಅವತ್ತಿನಿಂದ ವಾದಿರಾಜ ಸ್ವಾಮಿಗಳು ಒಬ್ಬ ದುಷ್ಟನ ಸಂಕ ಒಂದು ಸಹವಾಸದಿಂದ ಅವರು ಬಿಡಿಸ್ತಾರೆ. ಮುಂದೆ ಅರಸರ್ಪ ನಾಯಕ ಇವರು ಶಿಷ್ಯನಾಗಿ ಬಿಡ್ತಾನೆ. ಆ ಇತಿಹಾಸ ಬಹಳ ಇಂಟ್ರೆಸ್ಟಿಂಗ್ ಅದು. ಆತನ ಮಗ, ಆತನ ಮೊಮ್ಮಗ, ಮರಿ ಮೊಮ್ಮಗ ಅಷ್ಟರ ವೈಷ್ಣವರಾಗಿ ಮುಂದುವರಿತಾರೆ. ಆಮೇಲೆ ಬ್ಯಾಕ್ ಟು ವಾಪಸ್ ಸೇವರಾಗಿ ವಾಪಸ್ ಹೋಗಿಬಿಟ್ಟಿದೆ. ತಿರುಕು ಪಂಡಿತರ ಮನೆತನದ ಹೇಗಾಯ್ತು ಹಾಗೆ, ಯಾವಾಗಲ್ಲಿ ಟಚ್ ಹೋಗಿಬಿಡ್ತದೆ ಅಲ್ಲಿ ಮಿಸ್ ಆಗಿಬಿಡ್ತಾರೆ. ಅಲ್ಲಿವರೆಗೂ ಹೆಸರು ಕೂಡ ದೇವರ ಹೆಸರುಗಳೆಲ್ಲ, ರಾಮಚಂದ್ರ ರಾಯ ಆ ರೀತಿ ಹೆಸರುಗಳೆಲ್ಲ ಕೂಡ ಮೂಲತಃ ಶೈವರವರು. ಆಮೇಲೆ ಪುನಃ ಸೋದೆ ಸಂಸ್ಥಾನ ಶೈವರ ಸಂಸ್ಥಾನ ಆಯಿತು. ಇವರ ಕಾಲಕ್ಕೆ ಶುದ್ಧ ವೈಷ್ಣವ ಸಂಸ್ಥಾನವಾಯಿತು. ಆತ ಇಲ್ಲೇ ಇರಬೇಕು ಅಂತ ಕೇಳಿಕೊಂಡ ವಾದಿರಾಜ ಸ್ವಾಮಿಗಳು. ಆಗ ಸೋದೆ ನಿರ್ಮಾಣ ಮಾಡಿಸ್ತಾರೆ. ರಾಜ್ಯ ಇದ್ದೇ ಇತ್ತು, ಮಠದ ಜಾಗ ಕೊಟ್ಟನಲ್ಲ, ಅಲ್ಲಿ ನಿರ್ಮಾಣ ಮಾಡಿಸ್ತಾರೆ. ಆಗ ಪ್ರಸಂಗ ಬಂತು, ಇವರು ಶಿಷ್ಯರು ವೇದವೇದ್ಯ ತೀರ್ಥರು ಅಂತ ಹೇಳಿ. ಅವರು ತುಂಬಾ ವಯಸ್ಸಾಗ್ತಾ ಬಂತು. ಅವ್ರಿಗೆ ಮನಸ್ಸಲ್ಲಿ ಅನಿಸ್ತು, ಬಹುಶಃ ನಮ್ಮ ಗುರುಗಳು ಇನ್ನೂ ಭಾರಿ ಗಟ್ಟಿಮುಟ್ಟಾಗಿದ್ದಾರೆ, ನನಗೇನು ಪರ್ಯಾಯ ಬರೋ ಚಾನ್ಸ್ ಇಲ್ಲ ಅಂತ ಮನಸ್ಸಿನೊಳಗೆ. ಪರ್ಯಾಯ ಪೂಜೆ ಉಡುಪಿ ಸ್ವಾಮಿಗಳ ಕನಸು ಅದು, ಒಂದು ಅದಾಗಲೇಬೇಕು ಅಂತ ಸಂಕಲ್ಪ. ವಾದಿರಾಜ ಸ್ವಾಮಿಗಳು ಭಾರಿ ಗಟ್ಟಿಬಿಟ್ಟಿದ್ದಾರೆ, ಇವರೇ ಸ್ವಲ್ಪ ಏಜ್ ಕಂಡ ಕನಸು ಶುರುವಾಗಿಬಿಟ್ರು. ಮನಸ್ಸಾಗ ಅನ್ಕೊಂಡ್ರೆ ಯಾರು ಬಂದು ಹೇಳಲಿಲ್ಲ ಅವರು, ವಾದಿರಾಜ ಸ್ವಾಮಿ ಬಿಡ್ತಾರೆ ಜ್ಞಾನಿಗಳವರು. ತಷ್ಟ ಸ್ವಾಮಿ ಶಿಷ್ಯರು ಇರ್ತದೆ, ನಿಮ್ಮ ಪರ್ಯಾಯ ನಿಮ್ಮದೇ ಹೆಸರುತ್ತೆ ಅಂತ ಹೇಳಿಬಿಟ್ರು. ಬಹುಶಃ ಸೀನಿಯರ್ ಸ್ವಾಮಿಗಳಾಗಿದ್ದು ಜೂನಿಯರ್ ಸ್ವಾಮಿ ಸನ್ನೆ ಪರ್ಯಾಯ ಪೀಠ ಕೊಟ್ಟಿದ್ದು ವಾದಿರಾಜ ಸ್ವಾಮಿಗಳು ಮತ್ತೊಂದು ದಾಖಲೆಯಾಯಿತು. ನಿಮ್ಮದೇ ಪರ್ಯಾಯ ಅಂದರು ಸ್ವಾಮಿ, ನಮ್ಮದೊಂದರೆ ಯೋಚನೆ ಮಾಡಬೇಡಿ, ನೀವು ಮಾಡಿರಿ ಅಂತ ಹೇಳಿದರು. ತಪ್ಪ ಪರ್ಯಾಯ ನಿಲ್ಲಿಸಬಾರ್ದಲ್ಲ, ಅಲ್ಲಿಗೆ ಹೋದರು. ಸೋದೆಯನ್ನು ಹೊಸತಾಗಿ ಒಂದು ಮಠ ನಿರ್ಮಾಣ ಮಾಡಿದರು. ಹೇಗೂ ರಾಜ ಅರ್ಪಿಸಿದ್ನಲ್ಲ, ಅಲ್ಲಿ ಉಡುಪಿಯಂತೆ ಇಲ್ಲಿ ಕೃಷ್ಣರ ಬದಲು ತ್ರಿವಿಕ್ರಮ ದೇವರು, ಚಂದ್ರಮೌಳೇಶ್ವರ ಬದಲು ಅಲ್ಲೊಬ್ಬ ಚಂದ್ರಮೌಳೇಶ್ವರ, ಇಲ್ಲಿ ಮಧ್ವತರವಲ್ಲಿ ಧವಳಗಂಗಾ, ಎಲ್ಲ ಆ ರೀತಿ ಮಾಡಿಬಿಟ್ಟು ಎಲ್ಲ ವ್ಯವಸ್ಥೆ ಮಾಡಿ ಅಲ್ಲಿ ಪರ್ಯಾಯ ಅವ್ರು ಮಾಡ್ತಾರೆ ಸರ್. ಸೊ ವಾದಿರಾಜ ಸ್ವಾಮಿ ಐದು ಪರ್ಯಾಯ ಮಾಡಿದವರು ಇಡೀ ಉಪಯಾಸನ ಒಬ್ಬರೇ, ಇಡೀ ಐದು ಪರ್ಯಾಯ ಮಾಡಿದ ಸ್ವಾಮಿಗಳು ಅಂದ್ರೆ ಅವರೇನೆ. ಅದರಲ್ಲಿ ಐದನೇ ಪರ್ಯಾಯ ಮಾಡಿದ್ದು ಸೋದೆ ಪ್ರಾಂತದೊಳಗೆ ಅಲ್ಲಿ ಪರ್ಯಾಯ ಮಾಡಿಕೊಂಡಿದ್ದಾರೆ. ಆ ಸಮಯಕ್ಕೆ ಪ್ರತಿಷ್ಠಾಪನೆ ದೇವರದಿಂದ ಆಗಿರಲಿಲ್ಲ, ಎಲ್ಲ ಮುಹೂರ್ತ ಸಿದ್ಧ ಆಗೋಯ್ತು. ಇಂಥ ದಿವಸ ಪ್ರತಿಜ್ಞಾ ಗುಂಡುಮೆ ಪ್ರತಿಷ್ಠಾಪನೆ ಎಲ್ಲ ಸಿದ್ಧ ಅಂತ ಆಯ್ತು. ಪ್ರತಿಮೆನೇ ಇಲ್ಲ, ಪ್ರತಿಮೆ ಇಲ್ಲ, ಯಾವುದು ಇಲ್ಲೇ ಇಲ್ಲ. ಅವತ್ತಿನ ದಿವಸ ಕೂಡ ನಾಪತ್ತೆ, ಪ್ರತಿಮೆನೇ ಇಲ್ಲ. ಆಗ ರಾಜ ಕೇಳ್ತಾನೆ, ಸ್ವಾಮಿ ಪ್ರತಿಮೆನೆ ತಯಾರಾಗಿಲ್ಲ, ಎಲ್ಲಿ ಮಾಡಿಸ್ತಿದ್ದೀರಿ ಅಂತ ಕೇಳಿದ್ರೆ ಈಗ ಬರುತ್ತೆ ಸುಂದರು ಅಂತ ಹೇಳಿದ್ರಂತೆ. ಅವ ಸರಿಯ ಭೂತರಾಜನ ಕರೀತಾರೆ, ಭೂತರಾಜ ಪ್ರತಿಮೆ ತಗೊಂಡು ಬಂದ್ರ. ಆತ ಕಾಶಿಯಿಂದ ಪ್ರತಿಮೆ ತಗೊಂಡು ಬಂತ ಭೂತರಾಜ. ಅದು ಹೇಗೆ ತಂದ ಗೊತ್ತೇನು, ರಥದ ಸಮೇತ, ರಥದಲ್ಲಿ ತ್ರಿವಿಕ್ರಮ ದೇವರು ರಥ ಸಮೇತ ಹೊತ್ಕೊಂಡು ಬಂದಂತೆ. ದಾರಿಯಲ್ಲಿ ಬರ್ತಿರ್ಬೇಕಾದ್ರೆ ಒಬ್ಬ ರಾಕ್ಷಸ ಅಡ್ಡಿ ಮಾಡಿದ್ನಂತೆ, ಮುಹೂರ್ತಕ್ಕೆ ಹೊತ್ತಾಗುತ್ತೆ ಅಂತೇಳಿ ಒಂದು ಗಾಲಿ ಕಿತ್ತು ಹೋಗಿಬಿಟ್ಟಂತೆ ರಾಕ್ಷಸರ ಮೇಲೆ. ರಾಕ್ಷಸ ಹೋಗಿಬಿಡ್ತಾರೆ, ಬಹುಶಃ ವಾಚ್ ಮಾಡಿ ನೀವೀಗ. ನಮ್ಮ ಸಂಪ್ರದಾಯದಲ್ಲಿ ರಥದಾಕಾರದಲ್ಲಿರ್ತಕ್ಕಂಥ ಒಂದೇ ಒಂದು ದೇವಸ್ಥಾನ ಅಂದ್ರೆ ತ್ರಿವಿಕ್ರಮ ದೇವಸ್ಥಾನ. ಇದರೊಳಗೆ ಅದು ಮೂರು ಗಾಲಿ ಇದೆ, ಒಂದು ಗಾಲಿ ಇಲ್ಲ. ಒಂದು ಗಾಲಿ ಅಲ್ಲಿ ಹೋಗಿರೋದು, ಕಿತ್ತೋಗೋದ್ರಲ್ಲ ಒಂದು ಗಾಲಿ ಹೋಗಿದೆ. ಅದು ರಥದ ಹಾಗೆ ಪ್ರತಿಷ್ಠಾಪನೆ ಮಾಡಿ, ರಥ ಅಲಾಂಗ್ ವಿತ್ ತ್ರಿವಿಕ್ರಮ ದೇವರು ಪ್ರತಿಷ್ಠಾಪನೆ ಮಾಡಿಬಿಡ್ತಾರೆ. ಮುಂದೆ ರಮಾದೇವರು ಮುಂದೆ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹೀಗೆ ಅಲ್ಲೇ ಆ ವರ್ಷ ಪರ್ಯಾಯವನ್ನು ಮಾಡುತ್ತಾರೆ. ಮುಂದೆ ಧ್ವಜಸ್ತಂಭ ಮಾಡೋ ಪ್ರಸಂಗ ಬಂತು. ಆಮೇಲೆ ಒಂದು ಸಲ ನಿಲ್ತಾ ಇಲ್ಲ, ಏನು ಮಾಡಿದ್ರು ಕೂಡ ಅದೇನು ಫೌಂಡೇಶನ್ ಆಗಿ ನಿಲ್ಲಿಸೋದಲ್ಲ, ಹಾಗೆ ನಿಲ್ಲಿಸಬೇಕು ಅಂತೇಳಿ. ಕೊನೆಗೆ ಅವ್ರು ಹೇಳ್ತಾರೆ, ಇಲ್ಲ ಅವ ಹೇಳಿದನಂತಾತ, ತಮ್ಮ ಹಂಸವಾಹನ ಚಿತ್ರ ಬರಿಸ್ತಾ ನಿಲ್ಲುತ್ತೆ ಅಂತ ನಿಲ್ಲಿಸಿಬಿಡ್ತದಂತ. ಆಮೇಲೆ ಅವರು ಕೂತಾಗ ತಪಸ್ಸಿಗೆ ಕೂತಾಗ ಒಬ್ಬರು ಅವ್ರ ಮೇಲೆ ಕಲ್ಲು ಹಾಕಬೇಕು ಅಂತ ಪ್ಲಾನ್ ಮಾಡಿದ್ರಂತ. ದೊಡ್ಡ ಬಂಡೆ ಉಳಿಸಿಬಿಟ್ರೆ ಅಪ್ಪಚ್ಚಿ ಆಗಿಬಿಡ್ತಾರೆ ಅಂತ ಹೇಳಿ ಅವ್ರು ತಪಸ್ಸು ಮಾಡೋ ಜಾಗದಿಂದ ವ್ಯವಸ್ಥೆ ಮಾಡಿದ್ರು. ಇನ್ನೇನು ಉಳಿಸ್ಬೇಕು ಅವರು, ವಾದಿರಾಜ ಸ್ವಾಮಿಗಳು ತಪಸ್ಸು ಮಾಡ್ತಾ ಕೂತಿದ್ದಾರೆ, ನೋಡಿದ್ರಂತೆ ಹೀಗಂದ್ರಂತೆ. ಇವತ್ತು ಹಾಗೆ ನಿಂತಿದೆ ಸೋದೆಯಲ್ಲಿ ನೋಡಿ, ಈಗಲೂ ಬೀಳುತ್ತೆ ಕಾಣುತ್ತೆ ನೋಡಿಬಿಟ್ರೆ, ಅದು ಹತ್ರವರು ಉಳಿಬಿಟ್ರೆ ಕಷ್ಟ ಅನಿಸುತ್ತೆ, ಬೀಳದೇ ಇಲ್ಲ ಹಾಗೆ ನಿಂತಿದೆ. ಅವ್ರು ಹೇಳಿದ ಹಾಗೆ ಕೈ ನಿಂತುಕೊಂಡಂತೆ, ಅಂತ ಶಕ್ತಿ ಅವರು. ಇದೆಲ್ಲ ನೋಡಿದರೆ ವಾದಿರಾಜ ಸ್ವಾಮಿಗಳ ಮಹತ್ವ ಎಷ್ಟು ದೊಡ್ಡದು ಅಂತ ಗೊತ್ತಾಗ್ತದೆ. ಕೊನೆಗೆ ವೃಂದಾವನ ಪ್ರವೇಶಕ್ಕೆ ಸಿದ್ಧತೆ ಮಾಡ್ಕೋತಾರೆ. ಪಂಚವೃಂದಾವನ ಮಾಡಿಸ್ಕೊಂಡ ದಾಖಲೆ ಅವರದು. ಇದೇ ದಿವಸ 1600 ಅವರು ಅವತಾರ ಮಾಡಿದ್ದು, 1480 ವೃಂದಾವನ ಪ್ರವೇಶ ಮಾಡಿದ್ದು, 1600 ನೆನಪಿಡು, ಬಹಳ ಸುಲಭ. 120 ವರ್ಷ ಒಟ್ಟವರು ಸರಿಯಾಗಿ ಇಂಥ ಪಾಲ್ಗೊಂಡ ಸಿದ್ಧ ತೃತೀಯಾದ ದಿವಸ ಕೂತಿದ್ದ ಕಾಲಕ್ಕೆ ಸರಿಯಾಗಿ ವಿಚಿತ್ರ ನಡೀತಾ ಇದೆ. ಪಾಲ್ಗೊಂಡ ಬಹುಳದೊಳಗೆ ಬಹಳ ವಿಚಿತ್ರ ವೃಂದಾವನ ಪ್ರವೇಶ ವೃಂದಾವನ ಮಾಡಿಸ್ಕೊಂಡಾಯ್ತು. ಮಧ್ಯೆ ಜಾಗ ಬಿಟ್ಟಿದ್ದಾರೆ, ಅಲ್ಲಿ ಕೂಡಬೇಕಾಗಿದೆ, ಎಲ್ಲ ವ್ಯವಸ್ಥೆ ಆಗಿದೆ. ಅಷ್ಟೊತ್ತಿ ಸರಿಯಾಗಿ ಇಂದ್ರದೇವರ ದೂತರು ಬಂದರು. ವಾದಿರಾಜ ಸ್ವಾಮಿಗಳೇ, ನಮ್ಮ ಇಂದ್ರದೇವರು ಹೇಳ್ಕಳಿಸಿದ್ದಾರೆ, ನೀವು ಅವತಾರ ಕಾರ್ಯ ಮುಗಿದಿದೆ, ದಯವಿಟ್ಟು ತಾವು ಬನ್ನಿ, ವಿಮಾನ ತಂದಿದ್ದೇವೆ ಅಂತ ಕರೆದರಂತೆ. ಆಗ ಅವ್ರು ಹೇಳ್ತಾರೆ, ನಾನು ಈ ಸದ್ಯ ಬರೋದಿಲ್ಲ, ಪುಣ್ಯ ದಿವಸ ರಥೋತ್ಸವ ಇದೆ, ಯಮಿವರಣೆ ತ್ರಿವಿಕ್ರಮ ರಥೋತ್ಸವ ಸಮಯವಿದಂದರಿತು ಉತ್ಕ್ರಮಣ ಬರೆಯದೆ ವಾದಿರಾಜ ಗುರು ವಾದಿರಾಜ ಅಂತ ಜಗನ್ನಾಥದಾಸರು ಬರೀತಾರೆ. ನೀವು ಬೇಕಾದ್ರೆ ಕಾದಿರಿ ಆಮೇಲೆ ಬರ್ತೇನೆ ಅಂತ ಹೇಳಿದ್ರಂತೆ. ಇಚ್ಛಾಮರಣಿಗಳು ಅಂತ ಅರ್ಥ ಅದಕ್ಕೆ. ಸ್ವಚ್ಛ ಸ್ವಚ್ಛಂದ ಮೃತ್ಯು ಅಂತ ಹೇಳ್ತೇವಲ್ಲ, ಭೀಷ್ಮರ ಬಗ್ಗೆನೂ ಹೇಳ್ತೇವೆ, ಜ್ಞಾನಿಗಳ ಬಗ್ಗೆ ಸಿದ್ಧವಾದದ್ದು. ಕಾಯ್ತಾ ಇರಿ ಅಂದಾಗ ಹೈಗ್ರೀವ ಸಮುದ್ರ ಅಂತಿದೆ, ಅಲ್ಲಿ ವಿಮಾನ ನಿಂತುಕೊಂಡಂತೆ. ಹುಣ್ಣಿಮೆ ರಥೋತ್ಸವ ಮುಗಿಸಿ ಔಬೃತ ಸ್ಥಾನ ಮುಗಿಸಿ ಇವತ್ತು ವೃಂದಾವನ ಪ್ರವೇಶ ಮಾಡಿದಂತಹ ದಿವಸ. ಸಶರೀರವಾಗಿ ವೃಂದಾವನದಲ್ಲಿ ಕೂಡುತ್ತಾರೆ. ಭೂತರಾಜರಿಗೆ ಹೇಳ್ತಾರೆ, ನಾನು ಜಪಸ್ಸಾರ ಬಿಟ್ಟದಷ್ಟ ಬುಚ್ಚಿ ಬಿಡಬೇಕು. ಆ ರೀತಿ ಜಪಸ್ಸಾರ ಬಿಟ್ಟದಷ್ಟ ಬುಚ್ಚಿದರಂತೆ. ಇವತ್ತು ವೃಂದಾವನ ನೋಡಿದ್ರೆ ಅದ್ಭುತ ವೃಂದಾವನ ಅದು. ಅದು ಯಾವಾಗ ಅದು ವೃಂದ ಮುಚ್ಚಿಬಿಟ್ರೋ ಜನಕ್ಕೆ ಭಾರಿ ದುಃಖ ಆಯ್ತು. ಇಂಥ ಗುರುಗಳನ್ನು ಕಳ್ಕೊಂಡು ಬಿಟ್ಟಿವೆ ಅಂತಿರ್ಲಿಕ್ಕೆ ಮೇಲೆ ಧ್ವನಿ ಕೇಳಿಸ್ತಿರ್ತೆ, ವಿಮಾನದ ಧ್ವನಿ, ಹೆಜ್ಜೆಗಳೆಲ್ಲ ಧ್ವನಿ ಕೇಳಿಸಿದಾಗ ಮೇಲೆ ನೋಡ್ತಾರೆ ವೃಂದಾವನ. ಅದು ಕೂತಿದ್ದಾರೆ ವಾಸಸ್ವಾಮಿಗಳಲ್ಲಿ, ಇವರೆಲ್ಲ ತಲೆ ಎತ್ತಿ ನೋಡಿದಾಗ ತಾವು ಉಟ್ಟ ಶಾಟಿನ ಪಾದಕೆಗಳನ್ನು ಅಲ್ಲಿಂದ ಕೆಳಗೆ ಹಾಕ್ತಾ ಇದನ್ನು ಪೂಜೆ ಮಾಡಿಕೊಂಡಿರಿ ಅಂತ. ಇವತ್ತಿಗೂ ಪಾದಕೆಗಳಿದೆ, ಆ ವಸ್ತ್ರ ಇದೆ, ಅವತ್ತೆ ಧರಿಸಿದ್ದ ವಸ್ತ್ರ ಇವತ್ತಿಗೂ ಇದೆ ನೋಡ್ಬೇಕಂತ. ತುಂಬಾ ಶಿಥಿಲ ಆಗಿದೆ, 6 ವರ್ಷ ಆಗೋಯ್ತಲ್ಲ, ಪಾದಕೆಗಳು ಹಾಗೇವೆ. ಅದಕ್ಕೆಲ್ಲ ಇವತ್ತು ಒಳ್ಳೆ ವಿಶೇಷ ಕವಚ ಎಲ್ಲ ಮಾಡಿ ಇಟ್ಟಿದ್ದಾರೆ. ಅದನ್ನ ಆರಾಧನೆ ಕಾಲಕ್ಕೆ ಸಮನ್ವಯ ತೋರಿಸ್ತಾರೆ ಸ್ವಾಮಿಗಳು, ಆರಾಧನೆ ಕಾಲಕ್ಕೆ ತೋರಿಸ್ತಾರೆ. ಉಳಿದ ದಿವಸದಲ್ಲಿ ಪಾದಕೆಯ ಸಮನ್ವಯ ತೋರಿಸ್ತಾರೆ, ಮೊದಲು ತೋರಿಸ್ತಿಲ್ಲ, ಇತ್ತೀಚೆಗೆ ಸಾಮಾನ್ಯ ತೋರಿಸ್ತಾರೆ. ಆದರೆ ವಸ್ತ್ರ ಮಾತ್ರ ಆರಾಧಿಸ ಮಾತ್ರನೇ ತೋರಿಸೋದು. ನೋಡಿದ್ರೆ ಬಹಳ ಆಶ್ಚರ್ಯವಾಗುತ್ತೆ. ಆದರೆ ವಾದಿರಾಜ ಸ್ವಾಮಿ ಎಷ್ಟು ದೊಡ್ಡ ಸಿದ್ಧ ಪುರುಷರು ಒಬ್ಬದಕ್ಕೆ ಸಾಕ್ಷಿ ನಿಮಗೆ ಈಗ ಅರ್ಥ ಆಗ್ತದೆ. ಮೊದಲ ಬಾರಿಗೆ ಸಸರಿ ವೃಂದಾವನ ಪ್ರವೇಶ ಮಾಡಿದ ದಾಖಲೆ ವಾದಿರಾಜ ಸ್ವಾಮಿಗಳು. 1671 ರಾಘವೇಂದ್ರ ಸ್ವಾಮಿಗಳು ಮತ್ತೆ ಮಾಡಿದ್ರ, ಅದೇ ಕೆಲಸವನ್ನ ಅವರು ಮಾಡ್ತಾರೆ. ಅವರು ಕೂಡ ಸಾಕ್ಷಿ ಹಯಾಶೋತ್ರಿ ಅಂತ ಹೇಳಿದವರೇ. ಇಲ್ಲಿ ಹೈಗ್ರೀದೇವರು ಉಪಾಸಕರು, ಅವರು ಹೈಗ್ರೀದೇವರ ಹೆಸರನ್ನೇ ಹೇಳ್ತಾರೆ. ವೃಂದಾವನದಲ್ಲಿ ಕೂತೆ ಹೇಳ್ತಾರೆ, ಇವರು ಕೂಡ ಅದೇ ಸಂದೇಶ ಕೊಡ್ತಾರೆ. ಇದು ಅರ್ಥ ಮಾಡಿಕೊಂಡು ವಾದಿರಾಜ ಸ್ವಾಮಿಗಳ ಬಗ್ಗೆ ಸರಿಯಾದ ಭಕ್ತಿ ಮಾಡಿದರೆ ಯುಕ್ತಿಮಲ್ಲಿಕಾದಿ ಗ್ರಂಥಗಳಲ್ಲಿ ಸಿದ್ಧಾಂತವನ್ನು ಹೇಗೆ ಪ್ರಚಾರ ಮಾಡ್ತಾರೆ. ಯುಕ್ತಿಮಲ್ಲಿಕ ಒಂದು ಗ್ರಂಥ ಸಾಕು, ಅವ್ರು ಎಷ್ಟು ದೊಡ್ಡ ಜ್ಞಾನಿಗಳು ಅಂತ ಹೇಳಿದೆ. ರುಕ್ಮಿಣೀಶಯುಜ ಒಂದು ಸಾಕು, ಅವರು ಜೀವನ ಪೂರ್ತಿ ಮಹಿಮೆಗಳ ಸುರಿಮಲೆ ತಿರುಪತಿ ಬೆಟ್ಟ ಹತ್ತಲಕ್ಕೆ ಹೋದ್ರಂತೆ ಅದು ಸಾಲಿಗ್ರಾಮ ಕಂಡ ಕಾಣಿಸ್ತಂತೆ. ಪೂರ್ತಿಯಾಗಿ ಕಾಲಿಡ್ಲಕ್ಕೆ ಮನಸ್ಸು ಬರಲಿಲ್ಲವಂತೆ, ಮೊಳಕಾಲಿಲಿ ಹತ್ತಿದ್ರಂತೆ. ಸಾರಿದೇನೋ ನಿನ್ನ ವೆಂಕಟ ರನ್ನ ಅಂತ ಹೇಳ್ತಾ ಮೊಳಕಾಲಿ ಹತ್ತಿದ್ರಂತೆ. ಅಷ್ಟರ ಮಟ್ಟಿಗೆ ಅವರಿಗೆ ದೇವರನ್ನ ಸಾಕ್ಷಾತ್ಕಾರ ಮಾಡಿಕೊಂಡವರು. ಅವರ ದೇವರನಾಮ ಇದೆ ನಾರಾಯಣ ನೆನೆ ನೆನೆ, ಬಹುಶಃ ಅದನ್ನು ಕೇಳಿಬಿಟ್ರೆ ಮನುಷ್ಯ ಬೇರೆಯೊಳಕ್ಕೆ ಹೋದಾಗಾಗಿಬಿಟ್ಟಿರ್ತಾರೆ. ಏನು ಪ್ರಾಸ, ಏನಿದು, ಏನು ಎಕ್ಸಾಂಪಲ್ಸು, ಏನು ವೈಭವಗಳು, ಆಶ್ಚರ್ಯನೇ ಆಶ್ಚರ್ಯ. ಅನ್ಫಾರ್ಚುನೇಟ್ಲಿ ಜನಕ್ಕೆ ಹೆಚ್ಚನ್ನು ಕೇಳಿರೋದಿಲ್ಲ, ಕೇಳಿದರೆ ಮಾತ್ರ ಇಡೀ ಸಿದ್ಧಾಂತವನ್ನ ಎಷ್ಟು ಚಕ್ಕಟವಾಗಿ ಹೇಳೋದಕ್ಕೆ ಬರ್ತದೆ, ಎಷ್ಟು ಎಫೆಕ್ಟಿವ್ ಆಗಿ ಹೇಳಕ್ ಬರುತ್ತೆ. ಮತ್ತು ದೊಡ್ಡ ಸಂಗೀತಗಾರರು ವಾದಿರಾಜ ಸ್ವಾಮಿಗಳು, ಆಲ್ರೌಂಡರ್, ಅರ್ಥದೊಳಗೆ ಆಲ್ರೌಂಡರು. ಇಷ್ಟೆಲ್ಲ ಮಾಡಿ ಗ್ರಂಥಗಳ ಸುರಿಮಡೆ, ಮಹಿಮೆಗಳ ಸುರಿಮಡೆ, ಕಾರುಣ್ಯದ ನಿಧಿಯವರು. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಘಾ ಕರಾನಹಂ ವಾದಿರಾಜ ಗುರುನ್ ಒಂದೇ ಹಯಗ್ರೀವ ದಯಾ ಶ್ರೇಯಾನ್ ಅಂತ ಕರೀತಾರೆ. ಅಂತ ಮಹಾನುಭಾವರ ಸ್ಮರಣೆ ಇವತ್ತು ಎಷ್ಟು ಜನ ಸ್ಮರಣೆ ಮಾಡ್ತಿದ್ದಾರೋ, ಎಷ್ಟು ಜನ ಉದ್ಧಾರದ ಲೆಕ್ಕನೇ ಇಲ್ಲ. ವಾದಿರಾಜರ ಹೆಸರು ಹೇಳಿದ್ರೆ ಸಾಕು, ಅವ್ರು ಉದ್ಧಾರ ಆಗೋದು ಗ್ಯಾರಂಟಿ ಅನ್ನೋದು ನಿಶ್ಚಿತ. ನಿಮ್ಗೆ ಗೊತ್ತಿಲ್ಲ, ಬಹಳಷ್ಟು ಜನ ಬ್ರಾಹ್ಮಣೇತರರು ಅವರ ಸೇವೆ ಮಾಡಿ ಬಹಳಷ್ಟು ಭಾರಿಸಿರು, ಕೋಟ್ಯಾಧೀಶರವರೆಲ್ಲ ಕೂಡ ವಾದಿರಾಜ ಸ್ವಾಮಿಗಳು ಅಂದ್ರೆ ಪರಮಭಕ್ತಿ ಅವರಿಗೆಲ್ಲ ಕೂಡ ಆಗಿದ್ದಾರೆ. ಎಷ್ಟೋ ಜನ ನಾವು ಧಾರವಾಡಕ್ಕೆ ಹೋದ ಕಾಲಕ್ಕೆ ತುಂಬ ಜನ ಶೈವರು ಬಂದು ವಾದಿರಾಜ ಸ್ವಾಮಿಗಳ ಬಗ್ಗೆ ಹೇಳ್ತೇವೆ, ಸ್ವಾಮಿ ನಮ್ಮ ವಾದಿರಾಜ ಸ್ವಾಮಿಗಳು ಗುರುಗಳು ಅಂತ ಹೇಳ್ತಾ ಇದ್ದರು. ಅವರ ಮಹಿಮೆಯಿಂದ ಬದುಕಿದ್ದೇವೆ ಅಂತ ಹೇಳಿ ಅಷ್ಟರ ಮಟ್ಟಿಗೆ ಅವರ ಬಗ್ಗೆ ಇವತ್ತಿಗೂ ಜನಗಳಲ್ಲಿ ಜಾಗೃತಿ ಇದೆ. ಅಂಥ ಮಹಾನುಭಾವರ ಸ್ಮರಣೆಗೆ ಇದು ಹೊತ್ತು ಸಾಲದು. ಆದರೆ ದೊಡ್ಡ ಪುಣ್ಯ ದಿವಸ ಎಷ್ಟೋ ಅಷ್ಟೋ ಹೇಳಿಬಿಟ್ಟು ಅವರ ಕನ್ನಡ ಕೃತಿಗಳೇ ದೊಡ್ಡ ಸಾಲಿದೆ. ಲಕ್ಷ್ಮೀ ಶೋಭನ ಹಾಡು ಏನು, ಸ್ವಪ್ರಪದ ಏನು, ಗುಂಡಕ್ರಿಯೆ ಏನು, ವೈಕುಂಠ ವರ್ಣನೆ ಬರೆದವರು ಇಡೀ ಕನ್ನಡದಲ್ಲೇ ಅವರ ಒಂದೇ ಒಂದು ವೈಕುಂಠ ವರ್ಣನೆ ಸಿಗೋದು. ಸ್ವಪ್ರಪದ ಅದ್ಭುತವಾದ ಕೃತಿ. ಸುಳಾದಿಗಳು, ಉಗಾಭೋಗಗಳು, ದೇವ್ರನಾಮಗಳು, ಒಂದು ದೇವ್ರನಾಮದೇ ಒಂದು ಬ್ಯಾಕ್ ಗ್ರೌಂಡ್ ರಚನೆ ಮಾಡೋಕ್ಕೋಸ್ಕರ. ನೆನೆವೆ ನೀರಿದ ನೀಲನೀಲದ ವರ್ಣನ ಗುಣರನ್ನನ ಅಂತೇಳಿ ಅದೋ ಒಂದು ಸ್ತೋತ್ರ. ಚನ್ನಕೇಶವನ ರಥ ಮುಂದಕ್ಕೆ ಬರದೆ ಹೋದಾಗ ಹಾಡು ಹೇಳಿದ್ರಂತೆ ಮುಂದಕ್ಕೆ ಬಂತಂತ ಹಾಗೆ, ಅಷ್ಟರ ಮಟ್ಟಿಗೆ ಸಿದ್ಧಿ. ಅದೇ ರೀತಿಯಲ್ಲಿ ಕೊಲ್ಲು ಬೇಗ ಕಳ್ಳರ ಶ್ರೀನಲ್ಲ ಕೊಲ್ಲು ಬೇಗ ಅಂತ ಹಾಡು ಬರೆದಾಗ ಎಷ್ಟೋ ಜನ ಅವರಿಗೆ ಕಿತಾಬತಿ ಮಾಡಲಿಕ್ಕೆ ಅಂತ ಪ್ರಯತ್ನ ಪಟ್ಟಾಗ ಹಾಡು ಬರೋ ತಕ್ಷಣ ಎಲ್ಲರೂ ರಾಶಿ ಆಗಿಬಿಟ್ರಂತೆ. ವಾದಿರಾಜ ಸ್ವಾಮಿಗಳಿಗೆ ಒಂದು ಕೊಲೆ ಆಪಾದನೆ ಹೊರಿಸಿದ್ರಂತೆ. ಜನ ಎಂಥವ್ರು ಇರ್ಬೇಕು ಹಿಂಗ್ ಕಾಲಕ್ಕೆ, ಬೇರೆ ಏನೂ ಸಿಗಲಿಲ್ಲ. ವಾದಿರಾಜ ಸ್ವಾಮಿ ಮರ್ಡರ್ ಮಾಡಿಸಿದ್ದಾರೆ, ಇಂಥ ಕೇಸ್ ಆಗಾಗ ನೋಡ್ತಿರ್ತೇವೆ, ಹಳೆ ಕೇಸು ಒಂದಿದು ಒಂದು ಮದ್ರಾದ ಸ್ವಾಮಿಗಳ ಮೇಲೆ ಆ ಮೂರ್ತಿ ಮಾಡಿ ಅವ್ನು ಗೋಳಾಡಿಸ್ಬೇಕು ಅಂತೇಳಿ ಅವ್ರು ಹುಡುಗನ ಬಚ್ಚಿಟ್ಬಿಡ್ತಾರೆ ಎಲ್ಲೋ, ಅವ್ರು ಡೆಡ್ ಅಂತ ಹೇಳ್ಬಿಡ್ತಾರೆ. ಮದ್ರಾದ ದೊಡ್ಡ ಸಭೆ, ಈ ವಿಚಾರಣೆ ಆಗ್ಬೇಕು ಅವತ್ತಿನ ದಿವಸ. ರಾಜರಾಸ್ತ ಬೇರೆ ಬಂದ್ಬಿಟ್ಟಿದ್ದಾನೆ, ಆ ಹುಡುಗನ ತೋರಿಸ್ಬೇಕು, ಇಲ್ಲದ ಹೋದ್ರೆ ಕೊಲೆ ಆಗಿರೋದು ನಿಶ್ಚಿತ. ವಾದಿರಾಜ ಸ್ವಾಮಿಗಳ ಮೇಲೆ ವಿಶೇಷವಾದಂಥ ಒಂದು ಖಂಡನಾ ನಿರ್ಣಯ. ವಾದಿರಾಜ ಸ್ವಾಮಿಗಳ ಕ್ಷಣಕ್ಕಂದ್ರಂತೆ ಭೂ ಸುರಕ್ಷಿತವಾಗಿದ್ದಾನೆ, ಆ ಬಗ್ಗೆ ಏನು ಯೋಚನೆ ಇಲ್ಲ, ನಾವೇನೋ ಅಂತ ಕೆಲಸ ಮಾಡಿಸಿಲ್ಲ, ಇದು ಮೂಕಾಂಬಿಗೆ ಸಾಕ್ಷಿ ಅಂದ್ರಂತಷ್ಟೇ. ನಡೆದಿದ್ದೇನು ಗೊತ್ತೇನು, ಮಗು ನೋಯ್ದು ಅಲ್ಲಿ ಬಚ್ಚಿಟ್ಟಿದ್ದಾರೆ, ಮೂಕಾಂಬಿ ಕೊಲ್ಲೂರು ಮೂಕಾಂಬಿಕೆ ಅನುಭವಿಸಿಬಿಟ್ಟಿದ್ದಾರೆ, ಅಲ್ಲಿ ಬಚ್ಚಿಟ್ಟಿದ್ದಾರೆ. ಯಾವಾಗ ಮೂಕಾಂಬಿಕೆ ಸಾಕ್ಷಿ ಅಂದ್ರಂತಲ್ಲ, ಅವ್ರು ವಿಟ್ಟಿಸ್ಕೊಡ್ಬೇಕಾಯ್ತು. ಈಗ ದೇವತೆಗಳು ಸಾಕ್ಷಿ ಅಂದಮೇಲೆ ಇವರು ಹರಿಭಕ್ತರು ಕೇಳಬೇಕಾ, ಹೇಗೆ ಭದ್ರಕಾಳಿ ಸಾಕ್ಷಿ ಹೇಳೋ ಪ್ರಸಂಗ ಬಂತಲ್ಲ ಆ ಥರ, ತಕ್ಷಣನೇ ಹಾಕಿ ಆ ಎದ್ನಿಂತಗಳಂತೆ ಮಗು ಹೊಡೆಯಕ್ಕೆ ಶುರು ಮಾಡಿದ್ವಿ. ಹೋಗ್ತೀವಲ್ಲ ಮೊದಲು ಇದು ಖಾಲಿ ಮಾಡಿ ಜಾಗ ಅಂತೇಳಿ ಖಾಲಿ ಮಾಡಿ ಸೀದಾ ಉಡುಪಿ ಬಂದು ಇನ್ನೇನು ದೊಡ್ಡ ಗಲಾಟೆ ಮಾಡ್ತಿದ್ದಾರೆ, ಯಾರು ಕೊಂದಿದ್ದಾರೆ ಅಂತ ಹೇಳಿದ್ರೆ ಮಗು ಅಲ್ಲೇ ಪ್ರತ್ಯಕ್ಷ ಹುಡುಗ ನಿಂತ್ಕೊಂಡ್ಬಿಟ್ಟಿದ್ದಾರೆ. ನಾನು ಇಲ್ಲದೆ ಬದುಕಿದ್ದೇನೆ ಅಂತ ಹೇಳಿದ ತಕ್ಷಣ ಎಲ್ಲ ಕತೆ ಹೇಳಿಬಿಡ್ತಾನೆ, ಆರೋಪ ಮಾಡಿದವರು ಅಪರಾಧಿಗಳಾಗ್ತಾರೆ. ವಾದಿರಾಜ ಸ್ವಾಮಿ ಏನಾಗೋದಿಲ್ಲ, ತೀರ್ಥ ಒಂದರಲ್ಲಿ ಬರೀತಾರೆ, ಮೂಕಾಂಬಿಕಾ ಕೃಪಾಲೋಕಾತ್ ಆಕಾಂಕ್ಷಿತ ಫಲಪ್ರದ ಮೂಕಾನ ಕೃತಮೇ ಶತ್ರುನ್ ಆಕಾಂಕ್ಷಿತ ಫಲ ಮೂಕಾನ ಕೃತಮೇ ಶತ್ರುನ್ ಅಂತ ಹೇಳ್ತಾರೆ. ಮೂಕಾಂಬಿಕಾ ದೇವಿ ಶತ್ರುಗಳನ್ನು ಮೂಕನ್ನು ಮಾಡಿಬಿಟ್ಲು ಅಂತ ಹೇಳ್ತಾರೆ. ಶತ್ರುಗಳನ್ನು ಮೂಕನ್ನು ಮಾಡಿ ಮಾತಾಡಾಗಿಲ್ವಲ್ಲ ಆಮೇಲೆ, ಅಂದರೆ ಅದಿದೆಲ್ಲ ಯಾತಕ್ಕೆ ಹೇಳ್ತೇನೆ ಅಂದರೆ, ಎಂಥ ದೊಡ್ಡವ್ರ ಮೇಲೆ ಆಗಿನ ಕಾಲದ ಜನ ಎಂಥ ಪಾಪಿಗಳು ಒಂದು ಇದ್ದರು, ಅದನ್ನ ಹೇಗೆ ಓವರ್ಕಮ್ ಮಾಡಿದ್ರು ಅದು ಮುಖ್ಯ. ನಿಂದಕರು ಎಲ್ಲ ಕಾಲಕ್ಕೂ ಇರ್ತಾರೆ, ಆ ತಪಸ್ಸಕ್ತಿಯಿಂದ ಗೆಲ್ಲೋ ಶಕ್ತಿ ಮಾತ್ರ ಎಲ್ಲರಿಗೂ ಇರೋದಿಲ್ಲ. ವಾದಿರಾಜ ಸ್ವಾಮಿಗಳಂಥ ಮಹಾನುಭಾವರಾಗಿ ನಿತ್ಯ ಪೂಜ್ಯರಾಗಿದ್ದಾರೆ. ಕೊನೆಗೆ ಇಷ್ಟೆಲ್ಲ ಹೇಳಿ ನಾ ಇಷ್ಟು ದೊಡ್ಡವನು ಯಾತಕ್ಕಾಗಿದ್ದೇನೆ ಗೊತ್ತಂತ ಹೇಳ್ತಾರೆ. ಆನಂದ ತೀರ್ಥ ಮತ ಮುಜ್ಜಿತ ದೋಷ ಜಾತಂ ಸ್ವಾನಂದದಾಯಿ ಶಿಥಿಲೀಕೃತ ಮತ್ತಮಾಯಿ ಮಾನೌಘ ಶೋಭಿ ಮಮ ದುರ್ಜನ ಪುಂಜತೋಭೀಹಿ ಏನೇ ದೃಶಿ ವತಿರಭೂತ್ ಕವಿತೌಲ್ಲ ಸದ್ಭೂಹು. ಮಧ್ವಾಚಾರ್ಯರ ಮತ ಹಿಡಿದಿದ್ದಕ್ಕೆ ನಾನು ಅಷ್ಟು ಮೇಲೆ ಬಂದಿದ್ದೇನೆ ಅಂತ ಹೇಳ್ತಾರೆ. ನಮ್ಮ ಹುಡುಗರಿಗೆ ಎಷ್ಟು ಪಾಠ ಆಗಬೇಕು ಗೊತ್ತಾ, ಇದು ಬಹಳ ಮುಂದೆ ಬರಬೇಕು ಅಂದರೆ ಆಚಾರ್ಯರ ಮತ ಹಿಡೀರಿ ಅನ್ನೋ ಸಿದ್ಧಾಂತವನ್ನು ಹೇಳ್ತಾರೆ. ಅವ್ರು ಹೇಳ್ತಾರೆ, ಪರೇಚ ತತ್ವವಾದೇಸ್ಮಿನ್ ಗರೀಯಸಿ ಭರೋ ಮಮ. ಆಚಾರ ಸಿದ್ಧಾಂತದಲ್ಲಿ ಭಾರಿ ಭಾರಿ ನನಗೆ ಆಧಾರ ಅಂತ ಹೇಳ್ತಾರೆ. ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾನೀಚ ಭಾರತಿ ದೇವೋ ನಾರಾಯಣ ಶ್ರೀಶೋ ದೇವಿ ಮಂಗಲ ದೇವತಾ. ನಾಲ್ಕು ಮೋಸ್ಟ್ ಪುರುಷಾರ್ಥ ಕೊಡ್ತಕ್ಕಂಥ ಮಾತುಗಳು ನಮ್ಮ ಗುರುಗಳು ಮಧ್ವಾಚಾರ್ಯರು, ನಮ್ಮ ದೇವರ ನಾರಾಯಣ. ಈ ಮಾ ಎಷ್ಟು ಹೆಮ್ಮೆ ವಾದಿರಾಸಗಳು ಈ ಮಾತನ್ನು ಹೇಳಬೇಕಾದ್ರೆ ಅದನ್ನು ಗಮನಿಸಬೇಕು. ಇಷ್ಟೆಲ್ಲ ಗ್ರಂಥ ಬರೀತಾರೆ, ನಾನು ಭಾರಿ ದೊಡ್ಡವರನ್ನು ತಿಳ್ಕೊಳ್ಳೋಕೆ ಹೋಗಿಬಿಡಬೇಡಿ, ನಾನು ಏನು ಬರೆದಿದ್ದೇನೆ ಗೊತ್ತಾ ಅಂತ ಹೇಳ್ತಾರೆ. ಇವತ್ತು ಕೂಡ ವಿಸ್ತರಸ್ತಸ್ಯ ಸರ್ವಸ್ಯ ಮೂಲಶಾಸ್ತ್ರ ಮಹಾರಣವೇ ದ್ರಷ್ಟವ್ಯ ತತ್ತಟಸ್ಥ ಅಡುಮಣಿ ಸಂಗ್ರಾಹಿಣೋ ವಯಂ. ನಾನು ಬರೆದಿರೋದೆಲ್ಲ ದೊಡ್ಡ ಸಾಗರ, ಶಾಸ್ತ್ರ ಅಂತ ದೊಡ್ಡ ಸಾಗರ, ಅದರ ರಥಗಳು ತುಂಬಿ ತುಳುಕ್ತಾ ಇವೆ. ನಾನು ರಥಗಳನ್ನು ಮುಳುಗಿ ತಂದಿಟ್ಟಿಲ್ಲ, ಗಾಡಿ ಹೊಡ್ಕೊಂಬಂದಿರುತ್ತಲ್ಲ ಮೇಲುಗಡೆಗೆ ಆರಿಸಿ ಮುಂದೆ ಇಟ್ಟಿದ್ದೇನೆ ಅಷ್ಟೇ ಅಂತ ಹೇಳ್ತಾರೆ. ಅಲ್ಲಿರೋ ರಥಗಳ ರಾಶಿ ಭಾರಿ ದೊಡ್ಡದು, ನಾನು ಆರಿಸಿ ನಾಲ್ಕು ನಿಮ್ಮ ಮುಂದೆ ಇಟ್ಟಿದ್ದೇನೆ ಅಷ್ಟೇ. ಎಂಥ ವಿನಯ, ಎಂಥ ಒಂದು ಶಕ್ತಿ ಅದು. ಇದೆಲ್ಲ ಅದನ್ನು ನೆನೆಸಿಕೊಂಡ್ರೆ ಒಬ್ಬ ಪಂಡಿತನ ಅಹಂಕಾರ ಮುರಿದೋಗ್ಬಿಡುತ್ತೆ. ಇಂಥ ದೊಡ್ಡ ಪಂಡಿತರು ಈ ಮಾತು ಹೇಳ್ತಾರೆ ಅಂದ ಮೇಲೆ ಬಹುಶಃ ನಮ್ಮ ಪಂಡಿತರು ಅಂತ ಕರ್ಕೊಳ್ಳೋಕೆ ಯಾರಿಗೂ ಧೈರ್ಯನೇ ಬರೋದಿಲ್ಲ. ಅಂಥ ಒಂದು ವಿಚಿತ್ರವಾದಂಥ ಹಿರಿಮೆ ವಾದಿರಾಜ ಸ್ವಾಮಿಗಳದು. ಅವ್ರ ಬಗ್ಗೆ ಇನ್ನು ಹೆಚ್ಚೆಚ್ಚು ಕೆಲಸ ಮಾಡೋಣ. ಈ ಸಲ ಪುಸ್ತಕ ಬಿಡುಗಡೆ ಪುಸ್ತಕ ರೆಡಿಯಾಗಿದೆ, ಬಿಡುಗಡೆ ಆಗ್ತಾ ಇಲ್ಲ ಅಷ್ಟೇ. ವಾದಿರಾಜ ಕೃತಿ ಮಂಜರಿ ಅಂತ ಹೇಳಿ ಸ್ವಲ್ಪ 350 ಪುಟಗಳ ಪುಸ್ತಕ ತಯಾರಾಗಿದೆ, ಅದು ಬಿಡುಗಡೆ ಆಗಬೇಕಾಗಿದೆ. ಅದು ಕಾಯ್ತಾ ಇದ್ದೇನೆ, ಇಷ್ಟರಲ್ಲೇ ಬೇಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪುಸ್ತಕ ತಯಾರಾಗಿದೆ ಹೆಚ್ಚು ಕಡಿಮೆ, ಅದು ಪ್ರಕಟ ಆಗಬೇಕು. ಅದರಲ್ಲಿ ಎಲ್ಲ ವಿಷಯಗಳು ಬರುತ್ತೆ, ಅವ್ರ ಗ್ರಂಥಗಳು ಯಾವ್ಯಾವ ಬರೆದ್ರು, ಏನೇನಾಯಿತು, ಗ್ರಂಥಗಳ ಪರಿಚಯ ಏನು, ಯಾವ ಗ್ರಂಥ ಎಷ್ಟೇನೇನಿದೆ, ಸಮಗ್ರ ಮಾಹಿತಿ ವಾದಿರಾಜ ಸ್ವಾಮಿಗಳ ಬಗ್ಗೆ ಇವರಿಗೂ ಅಷ್ಟವಾಗಿ ಒಂದೇ ಕಡೆ ಸಿಗೋದಿಲ್ಲ ಯಾವುದೂ ಕೂಡ. ಅವ್ರ ಬಗ್ಗೆ ಸಿಗತಕ್ಕಂಥ ಪ್ರತಿಯೊಂದು ಮಾಹಿತಿಯ ಬಗ್ಗೆ ವಿತ್ ಎವಿಡೆನ್ಸ್ ಪ್ರಿಂಟ್ ಆಗಿದೆ. ಪ್ರಿಂಟು ಹೆಚ್ಚು ಕಡೆ ಮುಗಿತಾ ಬಂದಿದೆ, ಅದು ಆದಷ್ಟು ಬೇಗ ಬೆಳಕು ಕಾಣುತ್ತೆ, ಅವ ನೋಡೋಣ ಅಂತ ಹೇಳ್ತಾ. ನಾಳೆ ವ್ಯಾಸರಾಜರ ಆರಾಧನೆ. ಇಂಥ ವ್ಯಾಸರಾಜನ ತಯಾರು ಮಾಡಿದ ಗುರುಗಳಲ್ಲಿ ಒಬ್ಬರು ವ್ಯಾಸರಾಜರು ಅಂದರೆ ಅವ್ರು ಹೇಗಿರಬಹುದು ಲೆಕ್ಕ ಹಾಕಿ ನೋಡೋಣ. ನಾಳೆ ದಿವಸ ವ್ಯಾಸರಾಜರ ಆರಾಧನೆ. ಅವ್ರ ಬಗ್ಗೆ ಜನಕ್ಕೆ ಭಾಳ ಜನಕ್ಕೆ ಸರಿಯಾಗಿ ಗೊತ್ತಿರೋದಿಲ್ಲ. ನಾಳೆ ಅವ್ರ ಬಗ್ಗೆ ಅವ್ರು ಏನೇನು ಕೆಲಸ ಮಾಡಿದರು, ಎಷ್ಟು ಅದ್ಭುತಗಳನ್ನು ತೋರಿಸಿದರು, ಆ ಕಾಲದ ಸಮಸ್ಯೆಗಳನ್ನು ಹೇಗೆ ಅವರು ಎದುರಿಸಿದರು ಎಂಬುದನ್ನೆಲ್ಲ ನಾಳೆ ನೋಡ್ತಾ. ಇಬ್ಬರು ಮಹನೀಯರು ಶ್ರೀಮದ್ ಆಚಾರ್ಯರಾದ ಮೇಲೆ ಜಯತೀರ್ಥರು, ವ್ಯಾಸರಾಜರು ವಾದಿರಾಜರು, ರಘುತ್ತಮರು ರಾಯರು, ಇಷ್ಟು ಜನಗಳು ಇಡೀ ಸಮಾಜವನ್ನು ಮುನ್ನಡೆಸಿದ ಮಹಾನುಭಾವರು. ಅವ್ರ ಬಗ್ಗೆ ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತೇನೆ. ಎಂದಿನಂತೆ ಈ ಪ್ರವಚನ ಸೇವೆಗೆ ಇವತ್ತಿನ ದಿವಸ ಶ್ರೀ ಹೆಚ್ ಎಸ್ ವಾಸ್ತುಮೂರ್ತಿಗಳು, ಶ್ರೀ ಡಿ ಎನ್ ಗುರುರಾಜರಾಯರು ಮತ್ತು ಶ್ರೀ ವಿ ಸತ್ಯನಾರಾಯಣವರು, ಮತ್ತೊಬ್ಬ ಅಂತರಂಗ ಭಕ್ತರು,